Cuatro de familia. A ver.
ಸಾರಿನ ರಕ್ಷಿಸಲು ಕೂಡ ಹೆಚ್ಚಿನ ಗೋವುಗಳು ಅವುಗಳ ರಕ್ಷಣೆಯ ಒಂದು ದೊಡ್ಡ
ಅವರು ಸಾವಿರಾರು ಗೋವುಗಳ ಸಂರಕ್ಷಣೆಯನ್ನ ಪರಮಪೂಜ್ಯರಾದ ಕೃಪಾನಂದರವರು ಮಾಡ್ತಾ ಇದ್ದಾರೆ. ಅವರು ಕೂಡ ಆಚಾರ್ಯರ ಮೇಲಿನ ವಿಶ್ವಾಸದಿಂದ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ನಾನು ಪ್ರಣವಪೂರ್ವಕವಾಗಿ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಹಾಗೆ ಇತರೆ ಎಲ್ಲ ಶ್ರೀಪಾದಂದರವರು ಕೂಡ ವೇದಿಕೆಯ ಮೇಲೆ ಬಂದು ಸರೋವರ ದರ್ಶಕರನ್ನೆಲ್ಲ ಗೌರವದಿಂದ ಆಚಾರ್ಯರನ್ನೆಲ್ಲ ಅಭಿಮಾನದಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ಪೂಜ್ಯ ಪ್ರಭಂಜನಾಚಾರ್ಯರು ಈಗ ಮಂಗಳದ ಸಮಯದಲ್ಲಿ ತಮ್ಮ ಪಾಠವನ್ನು ಉಪನ್ಯಾಸವನ್ನು ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಿಗೆ ಕೇಳಿಕೊಳ್ತಾ ಇದ್ದೇನೆ.
ಐಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜಯತ್ಯ ಸಂಖ್ಯೋರು ಬಲಾಂಬುಕೂರೋ ಗುಣೋಚರತ್ಮಾಕರ ಆತ್ಮವೈಭವ ಸದಾ ಸದಾತ್ಮನ್ಯ ನದೀಧೀರಾಭ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಯೋಗಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೇ ಗುರವೇ ನಮಃ. ವ್ಯಾಸಾಯ ಭವನ ಶ್ರೀಶಾಯ ಗುಣನಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಮಣಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರವರತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದೇಶದೃಶ್ಯಂ ನೋ ಯೋಜಯ ಭವತಿ ಅನುಭಾವಾದೇನ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸೋಮೇಶ್ವರಾಯ ಶ್ರಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಪ್ರತಿಭಾಸ್ವರಾಯ ತುಂಗೋಲ್ಲಸತ್ವನ ಭಾವಿತ ವೃಕ್ಷಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಉಮೇಶಾಧ್ಯಾಸುರಾಮೋಹಂಗೀಣೇ ಚೇತೋಭಿಮಾನಿನ ಯೂಯಂ ಸರ್ವೇ ಪ್ರಭುತ ನಮೋ ಮೇ ಮಧ್ವ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ನಾಮಸಂಸ್ಕೃತಃ ಚಿಂತಾಪಟಿಸ್ತೋ ವ್ಯಾಸಾರ್ಯಃ ಮುನಿತ್ರಯ ಮುರಾಹುತನ್ ವಾಯುರಾಜಗುರೂನ್ ವಂದೇ ಪ್ರಭೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಭೂತಮತಾನುಗಾಃ ವಿಷ್ಣವಾ ವಿಷ್ಣುಹೃದಯಃ ತಾನ್ ನಮಸ್ತೆ ಗುರುಂ ಮಮ ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯರಾದಂತಹ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇಷ್ಟು ದಿವಸಗಳ ಕಾಲ ನಡೆದಂತಹ ಸರ್ವಮೂಲ ಗ್ರಂಥಗಳ ಪಾಠದ ಪ್ರವಚನದ ಮಂಗಳವನ್ನು ಯಥಾಮತಿ ಯಥಾವಕಾಶ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸರ್ವಮೂಲಗ್ರಂಥಗಳು ಅಂದರೆ ವಿಶ್ವದ ದೊಡ್ಡ ಆಶ್ಚರ್ಯ. ಶ್ರೀಮದ್ ಆಚಾರ್ಯರ ಗ್ರಂಥಗಳ ಅನಂತರದ ಅತಿ ವಿಶಿಷ್ಟವಾದ ಸ್ಥಾನ ಅಂದರೆ ಸರ್ವಮೂಲ ಗ್ರಂಥಗಳು. ಸರ್ವೋತ್ತಮ ಗ್ರಂಥಗಳಾದರೆ ಮೂಲ ಗ್ರಂಥಗಳು, ಸರ್ವಮೂಲ ಗ್ರಂಥಗಳಾದರೆ ವೇದವ್ಯಾಸ ದೇವರ ಸರ್ವಮೂಲ ಗ್ರಂಥಗಳು ಅಂದ್ರೆ ಮೂಲ ಗ್ರಂಥಗಳು. ಅನಂತರದ ಸರ್ವಮೂಲ ಗ್ರಂಥಗಳು ಶ್ರೀಮದ್ ಆಚಾರ್ಯರದು ಜೀವೋತ್ತಮರು. ಈಗ ಸರ್ವೋತ್ತಮ ಮತ್ತು ಜೀವೋತ್ತಮ ಇಬ್ಬರ ಗ್ರಂಥಗಳನ್ನು ಕೂಡ ಕೇಳತಕ್ಕಂಥ ಭಾಗ್ಯ ಕೇವಲ ಮಾಧ್ವರಿಗೆ ಹೊರತು ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ ಅಂತ ಕಾಣುತ್ತೆ. ಅಹೋ ಭಾಗ್ಯಂ ಅಹೋ ಭಾಗ್ಯಂ ಮಂಥ ಮಂಥಾನು ವರ್ತಿನ. ಎಂಥ ಭಾಗ್ಯಶಾಲಿಗಳು ನಾವು. ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಕೊಡ್ಲಿಕ್ಕೋಸ್ಕರವೇ ಅವತಾರ ಮಾಡಿದ್ದಾರೆ. ಅವರ ಮುಖ್ಯವಾದ ಉದ್ದೇಶ ಅದೇ ಆನಂದಯೇ ಶ್ಲೋಕ ಭೂಷಿತ ಭೂಗಿ ಭಾಗ ರೂಪಾಂತರೇಣ ಮಮ ಸತ್ಪುಣ ನಿರ್ಣಯೇನ ಅಂತ ಭಗವಂತ ಆದೇಶ ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯ ಅವತಾರವನ್ನು ಮಾಡಿದ್ದಾರೆ. ಅತ್ಯದ್ಭುತವಾದ ತಮ್ಮ ಅವತಾರದ ಕ್ರಮ, ಬಾಲಲೀಲೆಗಳು, ಅದ್ಭುತವಾದ ಸಂಚಾರ, ಜಗತ್ತೇ ಕಂಡನೆ ಇರುವಂತಹ ವಿದ್ವತ್ತಿನ ಒಂದು ಆಧಾರ ಶ್ರೀಮದ್ ಆಚಾರ್ಯರು. ಎರಡು ಬಾರಿ ಬದಲಿಯಾದರೆ ಎಲ್ಲ ಒಂದು ಕಡೆಗೆ, ಆದರೆ ಸ್ವರೂಪದ ಗ್ರಂಥಗಳ ರಚನೆಯೇ ಒಂದು ಕಡೆ. ಅವರ ಮಾತು ಮಾತು ಸ್ವರೂಪದ ಗ್ರಂಥಗಳಿಗೆ ಶ್ರೀಮದ್ ಆಚಾರ್ಯ ಸ್ವರೂಪದ ಗ್ರಂಥಗಳನ್ನ ನಾವು ಓದೋದು ಅಂದ್ರೆ ಸಾಮಾನ್ಯವಾದ ಕಾರ್ಯ ಅಲ್ಲ. ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಬ್ರಹ್ಮದೇವರಿಗೆ ಭಗವಂತ ಆದೇಶ ಕೊಟ್ಟಂತ ಪ್ರಾರಂಭ ತಪ ತಪ ಅಂತ ಹೇಳಿ ತಪ ಅಷ್ಟೇ ಹೇಳಬಾರ್ದೆ ಅದನ್ನು ಒಗಟಾಗಿ ಹೇಳಿ. ಸ್ಪರ್ಶೇಷು ಯಶೋಡಸ ಮೇಕ ವಿಷಂ ನಿಷ್ಕೀಂಚ ನಾನಾ ರೂಪ ಯದ್ಧರ ಬಿದು. ಸ್ಪರ್ಶಾಕ್ಷರಗಳಲ್ಲಿ ಕ ಇಂದ ಮಾಂತ ಕಕಾರದಿಂದ ಮಕಾರದಲ್ಲಿರ್ತಕ್ಕಂಥ ಅಕ್ಷರಗಳು ಸ್ಪರ್ಶಾಕ್ಷರಗಳು. ಅದರ 14 ಮತ್ತು 21 ಅದನ್ನು ಮಾಡಿ ಹೇಳಿ ತಪ ಅಂತ ಅದಕ್ಕರ್ಥ. 16 ತಪ ಅದೆಲ್ಲರಿಗೆ ಗೊತ್ತಿರೋದೆ. ಆದ್ರೆ ಆಶ್ಚರ್ಯ ಅಂದರೆ ತಪ ಅಂತ ಹೇಳಿರಲಿಲ್ಲ, ಅದರಲ್ಲಿ ಯಾವುದು ತಪಸ್ಸು ಅಂತ ಹೇಳಿಬಿಟ್ಟಿದ್ದಾರೆ. ಯಾವುದು ತಪಸ್ಸು? ಇದು 16 21 ಸೇರಿಸಿದರೆ 37 ಆಗುತ್ತೆ. ಅದೇ ಸ್ವರೂಪದ ಗ್ರಂಥಗಳು, ಅದೇ ತಪ್ಪಿ ತಪ ತಪ್ಪಿ ತಪ. ಸ್ವರೂಪದ ಗ್ರಂಥಗಳ ಅಧ್ಯಯನಕ್ಕಿಂತ ಮಿಗಿಲಾದ ತಪಸ್ಸು ಜೀವನದಲ್ಲಿ ಯಾವುದೂ ಇಲ್ಲ. ಯಾವ ಬರದ ಗ್ರಂಥಗಳನ್ನು ಮೋಕ್ಷ ಕೊಡಿಸ್ತಕ್ಕಂಥವ್ರು ಬರದ ಗ್ರಂಥಗಳು. ಮೋಕ್ಷ ಕೊಡುವ ಭಗವಂತನ ಮಹಿಮೆ, ಮೋಕ್ಷ ಕೊಡಿಸ್ತಕ್ಕಂಥ ಗುರುಗಳ ಕೃತಿಗಳು ಅಂದರೆ ನಿಜವಾಗಲೂ ಮೋಕ್ಷದ ಮಹಾದ್ವಾರಗಳು ಅಂದರೆ ಅದರೆಂದೂ ಕೂಡ ನಾವು ಯೋಚನೆ ಮಾಡಿದರೆ ಶ್ರೀಮದ್ ಆಚಾರ್ಯ ಎಷ್ಟು ನ್ಯಾಯ ಸಲ್ಲಿಸಿದ್ದಾರೆ. ಸರ್ವ ಮೂಲ ಗ್ರಂಥಗಳಿಗೂ ನ್ಯಾಯ ಸಲ್ಲಿಸಿದ್ರಿಂದ ಸರ್ವ ಮೂಲ ಗ್ರಂಥಗಳು ಅಂತ ಅದಕ್ಕೆ ಸರ್ವ ಮೂಲ ಗ್ರಂಥಗಳು. ಋಪ್ರಸ್ಥಾನ, ಸೂತ್ರ ಪ್ರಸ್ಥಾನ, ಗೀತಾ ಪ್ರಸ್ಥಾನ, ಅನಂತರ ಉಪನಿಷ ಪ್ರಸ್ಥಾನ, ಮತ್ತೆ ಇತಿಹಾಸ ಪುರಾಣ ಪ್ರಸ್ಥಾನ, ಹೀಗೆಲ್ಲ ಪ್ರಸ್ಥಾನಗಳಿಗೆ ಕೂಡ ವ್ಯಾಖ್ಯಾನ ಬರದ, ಭಾಷ್ಯ ಬರದ ಏಕಮಾತ್ರ ಆಚಾರ ಶ್ರೀಮನ್ ಮಧ್ವಾಚಾರ್ಯ. ನೆನಪಿರಲು ಬೇರೆ ಯಾವ ಮತಾಚಾರ್ಯ ಕೂಡ ಎಲ್ಲದಕ್ಕೂ ಬರಲಿಲ್ಲ. ಕೆಲವರು ಬರೆದಿದ್ದು ಬರೀ ಪ್ರಸ್ಥಾನತ್ರಯಕ್ಕೆ ಮಾತ್ರ, ಮಾಯಾವಾದದ ಭಾಷ್ಯ 3. ವಿಶಿಷ್ಟಾದ ಭಾಷೆ 2 ಅವರು ಉಪನಿಷತ್ತುಗಳಿಗೆ ಬರಲಿಲ್ಲ, ಗೀತಾ ಬ್ರಹ್ಮಸೂತ್ರಗಳಿಗೆ ಮಾತ್ರ. ಇನ್ನು ಎಷ್ಟೋ ಜನ ಅವರು ಒಪ್ಪಲೇ ಇಲ್ಲ, ಬರೆಯೋದು ಬಿಡಿದ ಒಪ್ಪಲೇ ಇಲ್ಲಕ್ಕೆ ಬರಲ್ಲ ಕೂಡ. ಆದರೆ 3 ಪ್ರಸ್ಥಾನಗಳಿಗೆ ಬರೆದಿದ್ದು ಒಂದಾದರೆ ವೈದಿಕರು ಅಂತ ಹೆಸರು ಬೇರೆ ಆಚಾರ್ಯರಿಗೆ, ವೇದಗಳಿಗೆ ಭಾಷೆ ಬರಲಿಲ್ಲ. ಆಚಾರ್ಯ ಹೆಸರು ವೈದಿಕರು, ವೇದಗಳಿಗೆ ಭಾಷೆ ಬರೆದೇ ಹೋದರು. ಅದನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿ ಋಗ್ಭಾಷ್ಯವನ್ನು ಕೊಟ್ಟಂತಹ ಮಹಾಗುರುಗಳು ಅಂದರೆ ಶ್ರೀಮನ್ ಮಧ್ವಾಚಾರ್ಯ. ನಂತರ ಋಗ್ವೇದಕ್ಕೆ ಪ್ರಥಮ ಬಾರಿಗೆ ಭಾಷೆ ಬರೆದಂತಹ ಮಧ್ವಾಚಾರ್ಯ ಶ್ರೀಮದ್ ಆಚಾರ್ಯ. ಅದೆಲ್ಲ ಶಾಸ್ತ್ರವೇ ಅಲ್ಲ ಅಂತ ಭಾವಿಸಿದರೆ ಅದು ಕೇವಲ ಕರ್ಮಕಾಂಡ ಅಂತ ಭ್ರಮೆಯ ಜನ ಇದೆ. ಅದು ಶ್ರೇಷ್ಠವಾದದ್ದು. ವೇದೇಶ್ಚ ಸರ್ವೈರಹಮೇವ ವೇದ್ಯ. ಹೆಸರು ಭಗವದ್ಗೀತೆ ಓದ್ತಾರೆ, ವೇದೇಶ್ಚ ತನಗೆ ವಾಕ್ಯ ಓದ್ತಾರೆ, ಆದರೆ ವೇದಗಳಿಗೆ ಭಾಷೆ ಬರೆಯೋದಿಲ್ಲ ಅಂತ ಹೇಳಿದರೆ ಅದನ್ನು ಕರ್ಮಕಾಂಡ ಅಂತ ಕರೆದರೆ ಎಂಥ ಆಶ್ಚರ್ಯ. ಅಂದರೆ ತಾವು ಯಾವ ಗ್ರಂಥ ಓದ್ತಾರೆ ಅದಕ್ಕೆ ನಿಷ್ಠೆ ಇಲ್ಲ ಅಂತ. ಆಚಾರ್ಯ ಭಾಷ್ಯವನ್ನು ಬರೆದು, ಸೂತ್ರಗಳಿಗೆ ಭಾಷ್ಯವನ್ನು ಬರೆದು 4 ಗ್ರಂಥ ಬರೀತಾರೆ. ಬ್ರಹ್ಮಸೂತ್ರಗಳ ಮೇಲೆ 4 ಗ್ರಂಥಗಳು ಆಚಾರ್ಯರು ಉಪನಿಷತ್ ಭಾಷೆಗಳ ಮೇಲೆ ಉಪನಿಷತ್ತುಗಳಿಗೆ 1 ಬರೋದು. ಆಮೇಲೆ ಋಗ್ವೇಶ್ ಋಗ್ವೇದಕ್ಕೂ 1 ಬರೋದು. ಒಂದಾಯಿತು, ವೇದ ಪ್ರಸ್ಥಾನ ಮುಗಿದೋಯಿತು. ಭಗವದ್ಗೀತೆಗೆ ಶ್ರೀಮದ್ ಆಚಾರ್ಯರು 2 ಗ್ರಂಥ ಬರೋದು, ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ 2 ಬರೋದು. ಆ ಮೂಲಕ ತಾರ್ತವ್ಯವನ್ನು ತೋರಿಸಿದರು. ವೇದಗಳಿಗಿಂತ ಮಹಾಭಾರತ ದೊಡ್ಡದು, ಅದರಲ್ಲಿ ಗೀತೆ ದೊಡ್ಡದು ಅಂತ ಹೇಳೋದಕ್ಕೋಸ್ಕರ ಗ್ರಂಥ ರಚನೆಯಲ್ಲೇ ವೇದಭಾಗಕ್ಕೆ 1 ಗ್ರಂಥ ಬರೆದ್ರೆ ಗೀತೆಗಳ ಮೇಲೆ 2 ಗ್ರಂಥ ಬರೀತಾರೆ. ಮಹಾಭಾರತದಲ್ಲಿ 2 ಗ್ರಂಥ ಬರೀತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಯಮಕ ಭಾರತ 2 ಗ್ರಂಥವನ್ನು ಬರೆದು ಬಿಟ್ಟು ವೇದಗಳಿಗೆ ಬಂದರೆ ಮಹಾಭಾರತ. ಅದರ ಸಾರ ಭಗವದ್ಗೀತೆ. ಆದ್ದರಿಂದ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ 2 ಬರೆದು ತಾರತಮ್ಯವನ್ನು ತೋರಿಸಿದೆ. ಅದಕ್ಕೆ ತಂದೊಡೆದು ಅವರು ಸೂತ್ರ ಪ್ರಸ್ತಾರ ನಾಲ್ಕು ಬರ್ತದೆ ಮೇಲೆ ಅಲ್ಲೂ ತಾರತಮ್ಯ ಮತ್ತೆ ನಾಲ್ಕನ್ನು ಬರೆದು ಸೂತ್ರಗಳು ಇನ್ನೂ ಸರಿಯಿಲ್ಲ. ಅಥವಾ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮಿಷ್ಯತಿ ಸೂತ್ರ ಪ್ರಸ್ತಾರದ ಮೇಲೆ ಆಚಾರ ಬರೆದ ಗ್ರಂಥಗಳು ನಾಲ್ಕು. ನಾಲ್ಕು ಯಾತಕ್ಕೆ ಬರಬೇಕು ಅಂತ ಕೇಳಿದರೆ ತಾವು ಭಾವಿ ಚತುರ್ಮುಖರು ಬಂದು ನಾಲ್ಕು ಮುಖದವರಾಗ್ತಾರೆ ತೋರಿಸೋದಕ್ಕೋಸ್ಕರ ನಾಲ್ಕು ಗ್ರಂಥಗಳನ್ನು ಬರೆಯುವ ಮೂಲಕವಾಗಿ ಅತ್ಯದ್ಭುತವಾದ ರೀತಿಯಲ್ಲಿ ಬರುತ್ತದೆ. ಅನುವ್ಯಾಖ್ಯಾನವನ್ನ ಏಕಕಾಲಕ್ಕೆ ನಾಲ್ಕು ಶಿಷ್ಯರಿಗೆ ಬರೆಸಿಬಿಟ್ಟು ಮತ್ತೊಂದು ಅದ್ಭುತವನ್ನು ತೋರಿಸಿದೆ. ಆಚಾರ್ಯ ಗ್ರಂಥಗಳನ್ನು ಓದಿ ಅದ್ಭುತ ತಿಳ್ಕೊಳ್ಳೋದು ಬೇರೆ, ನೋಡ್ ನೋಡ್ತಿರ್ಲಿಕ್ಕೆ ಅದ್ಭುತ. ಆ ಪ್ಲಾನ್ ಪರ್ಪಸ್ ಇದೆಯಲ್ಲ, ಯಾವ ಮತಾಚಾರ್ಯರಲ್ಲೂ ಕೂಡ ಅಂತ ಒಂದು ವ್ಯವಸ್ಥಿತವಾದಂತಹ ರಚನಾ ಕ್ರಮವನ್ನು ನಾವು ಕಾಣಬೇಕು. ಇದು ದಶ ಪ್ರಕರಣ, ಹತ್ತು ಪ್ರಕರಣಗಳನ್ನು ಆಚಾರ್ಯ ಬರೀತಾರೆ. ಪ್ರಮಾಣ ರಕ್ಷಣೆ, ಕಥಾ ರಕ್ಷಣ ಅವೆರಡನ್ನು ವರ್ಣನೆ ಮಾಡ್ತಾರೆ. ನೇತ್ರಾಭಿ ವಾದ ಸನ್ಮಾನ ರಕ್ಷಣೆ ಎರಡೂ ಕೂಡ ತತ್ವಶಾಸ್ತ್ರವನ್ನು ತೋರಿಸ್ತಾರೆ. ಕಣ್ಣುಗಳು ಅಂತ ಕರೀತಾರೆ, ಕಂಡಿದ್ದವನಿಗೆ ಹೇಗೆ ಜಗತ್ತೇ ಶೂನ್ಯನೋ ಹಾಗೆ ಪ್ರಮಾಣ ರಕ್ಷಣ ಕಥಾ ರಕ್ಷಣ ಹೋಗ್ತಾ ಹೋದರೆ ಶಾಸ್ತ್ರ ಪ್ರಪಂಚ ಶೂನ್ಯವಾಗುತ್ತೆ. ನೇತ್ರಾಭಿ ವಾದ ಸನ್ಮಾನ ರಕ್ಷಣೆ ಎರಡನ್ನು. ಅನಂತರ ಪ್ರಮಾಣ ರಕ್ಷಣದ್ರು ಎಂಥ ಬೆಳೆಸಿರ್ತಾರೆ ಆಚಾರ್ಯರು, ಆ ಮುಂಚೆ ಪ್ರಮಾಣಗಳು ಅಂತ ಹೇಳಿದರೆ ಸ್ವಂತ ಪ್ರಮಾಣ ಪ್ರಕ್ರಿಯೆ ಇಟ್ಕೊಂಡೇ ಇರಲಿ. ಅದ್ವೈತಿಗೆ ಸ್ವಂತ ಪ್ರಮಾಣ ಪ್ರಕ್ರಿಯೆ ಇಲ್ಲ, ವಿಶಿಷ್ಟಾದ್ವೈತಕ್ಕೆ ಇಲ್ಲ. ಆ ವ್ಯವಹಾರ್ಯ ಭಟ್ಟನಯ ಅಂತೇಳಿ ಮೀಮಾಂಸಕರ ಭಟ್ಟ ಒಂದು ಸ್ಕೂಲನ್ನು ಅನುಸರಣೆ ಮಾಡಿದ್ದು ಮಾಯಾವಾದಿಗಳು ಅದ್ವೈತಿಗಳು. ವಿಶಿಷ್ಟಾದ್ವೈತಿಗಳು ಪ್ರಭಾಕರರ ಪಾತ್ರವನ್ನು ಅನುಸರಿಸಿಬಿಟ್ಟು ತಮ್ಮದೇ ಆದ ಪ್ರಮಾಣ ಪ್ರಕ್ರಿಯೆ ಇಬ್ಬರು ಮಾಡಿಕೊಳ್ಳೇ ಇಲ್ಲ. ಆಚಾರ್ಯ ಮೊಟ್ಟ ಮೊದಲ ಬಾರಿಗೆ ಪ್ರಮಾಣ ರಕ್ಷಣ ಕಥಾ ರಕ್ಷಣ ಬರೆದು ಸ್ವತಂತ್ರವಾಗಿರ್ತಕ್ಕಂಥ ಪ್ರಮಾಣ ಪ್ರಕ್ರಿಯೆ ತೋರಿಸುತ್ತೆ. ಇದರಿಂದ ಏನು ಉಪಯೋಗ ಆಯಿತು? ಅವರು ಪ್ರಮಾಣ ಪತ್ರ ಅವ್ರದ್ದನ್ನು ಒಪ್ಪಿದ್ರಿಂದ ಅದು ತಕ್ಕಂಥ ದೋಷಗಳು ಬಂದು ಹಾಗೆ ಪ್ರಮಾಣ ತಕ್ಕ ಯಾವ ಕಣ್ಣಲ್ಲಿ ನೋಡ್ತೇವೋ ಆ ದೋಷ ಕಾಣುತ್ತದೆ. ಕನ್ನಡದಲ್ಲಿ ಹಸಿದ್ರೆ ಬಣ್ಣ ಬಣ್ಣ ಕಾಣುತ್ತೆ. ಆ ಮತಗಳ ದೋಷಗಳನ್ನು ಅನ್ವೇಷಿಸ್ಕೊಂಡ್ಬಿಟ್ಟು ಆಚಾರ ಹಾಗೆ ಮಾಡಲಿಲ್ಲ. ಸ್ವತಂತ್ರ ಪ್ರಮಾಣ ಪತ್ರ, ಸ್ವತಂತ್ರ ಅಂದ್ರೆ ಸ್ವತಂತ್ರ ಅಲ್ಲ, ಸ್ವತಂತ್ರ ಭಗವಾನ್ ವಿಷ್ಣು ಬ್ರಹ್ಮತರ್ಕಾನುಸಾರತಃ. ಅವ್ರು ಹೇಳ್ತಾರೆ ನಾವು ಸ್ವಂತ ಬರೆದಿದ್ದಲ್ಲ. ಬಾಣರಕ್ಷಣ ವ್ಯಕ್ತಿಯುಕ್ತಂ ಬ್ರಹ್ಮತರ್ಕಾನುಸಾರತಃ, ಪ್ರಮಾಣ ಕಥಾರಕ್ಷಣ ಮತ್ತೆ ಬ್ರಹ್ಮತರ್ಕಾನುಸಾರತಃ. ಇದು ಆಚಾರ ಗ್ರಂಥದ ಮೂಲಕ್ಕೊಂದು ಕಾರಣ ಅಂದ್ರೆ ಪ್ರಮಾಣ ಪ್ರಕ್ರಿಯೆಯು ಮೂಲ ಗ್ರಂಥದಲ್ಲೇ ಇದೆ ಅಂತ ಹೇಳಿದ್ರಿಂದ ಅದು ಸರ್ವ ಮೂಲಕ್ಕೆ ಸೇರ್ಕೊಂಡು ಹೋಗ್ತಾರೆ. ಸರ್ವವೂ ಮೂಲವೇ. ಆ ಮೂಲವನ್ನು ಬಿಟ್ಟು ಅವನು ಬರೆದ್ರೆ ಮೂಲವನ್ನು ಹಿಡಿದು ಆಚಾರ್ಯರು ಅವೆಲ್ಲ ಒಂದಾದರೆ ಪ್ರಮಾಣ ಬಗ್ಗೆ ಎಂತ ಅವ್ಯವಸ್ಥೆ ಸೇರಿತ್ತು ಗೊತ್ತಾ? ಪ್ರಮಾಣ ಒಂದೇ ಅಂತ ಕೆಲವರು, ಎರಡು ಅಂತ ಕೆಲವರು, ನಾಲ್ಕು ಅಂತ ಕೆಲವರು, ಐದು ಆರು ಏಳು ಎಂಟು ಎರಡು ಶತ ಹೋಗ್ತಿದ್ರು. ಹಾಗೆ ಹೆಕ್ಷಾಧಿಕೃತ ಎಂಬ ಪ್ರಮಾಣ ಮೂರೇ ಪ್ರಮಾಣಗಳು, ಪ್ರತ್ಯಕ್ಷ ಅನುಮಾನ ಆಗಮ ಇದನ್ನು ತೋರಿಸಿದರು. ಮೂರು ಕಣ್ಣುಗಳಿಂದ ನಾವು ಈ ಅನುಪ್ರಮಾಣಗಳು ಮೂರು ಸಹ ಪ್ರತ್ಯಕ್ಷ ಅನುಮಾನ ಆಗಮ ಆಚಾರ್ಯ ಎಷ್ಟು ಮಿನಿಮಮ್ ಹೇಳ್ತಾರೆ? ಭೌತಿಕ ಪ್ರಪಂಚದ ನೋಡಕ್ಕೆ ಕಣ್ಣು ಬೇಕು, ಶಾಸ್ತ್ರ ಪ್ರಪಂಚದ ನೋಡಕ್ಕೆ ಆಗಮ ಬೇಕು, ಅರ್ಥ ಮಾಡಿಕೊಂಡು ಅನುಮಾನ ಬೇಕು, ಸಿಂಪಲ್ ಏನು ಸೇರಿಸಬೇಕಾಗಿದೆ. ಉಳಿದೆಲ್ಲ ಮೂರು ಸೇರಿವರು. ಯಾರು ಒಂದನ್ನು ಒಪ್ಪಿದ್ರು ಅವರು ಪ್ರತ್ಯಕ್ಷ ಒಪ್ಪಿದ್ದವರು ಅತಿ ಇಂದ್ರಿಯ ಪದಾರ್ಥನೇ ಕಳ್ಕೊಂಡ್ಬಿಟ್ಟು ಆ ಇಲ್ಲಿ ಹೆಚ್ಚೆಚ್ಚು ಹೋಗ್ತಾ ಹೋದರೆ ಸುಮ್ಮನೆ ವರ್ಣನೆ ಮಾಡ್ತಾವ. ಉಪಪತ್ತಿ ಅನ್ನೋ ಬೇರೆ ಪ್ರಮಾಣ ಅಲ್ಲ, ಪ್ರಮಾಣ ಅಲ್ಲ, ಬೇರೆ ಪ್ರಮಾಣ ಅಲ್ಲ, ಸಂಭವ ಬೇರೆ ಪ್ರಮಾಣ ಅಲ್ಲ, ಪರಿಶೇಷ ಬೇರೆ ಪ್ರಮಾಣ ಅಲ್ಲ, ಅದೆಲ್ಲ ಅಂತರ್ಭಾವ ಆಗುತ್ತೆ ಅಂತ ಹೇಳ್ತಾರೆ. ನಿರೀಕ್ಷಣೆ ಮಾತಿದೆ, ಎಂಟಿಸ್ ಆರ್ ಎಂಟಿಟೀಸ್ ಆರ್ ನಾಟ್ ಟು ಬಿ ಮಲ್ಟಿಪ್ಲೈಡ್ ಬಿಯಾಂಡ್ ನೆಸೆಸಿಟಿ ಅಂತ ಒಂದು ಮಾತು. ಅಂದ್ರೆ ಕಲ್ಪನಾ ಲಾಘವ ಅಂತ ಅದ ಕಾರಣ ವಿನಾಕಾರಣ ಬೆಳೆಸಬಾರದು ಅಂತ. ವಿನಾಕಾರಣ ಬೆಳೆಸಿದ್ರಿಂದ ಇಲ್ಲೇ ಬಂದಲಾದ್ರೆ ಮುಂದೆ ಹೋಗುತ್ತೆ. ಹೆಚ್ಚೆಚ್ಚು ನಾವು ಕನ್ಫ್ಯೂಷನ್ ಮಾಡಿಕೊಳ್ಳೋದಕ್ಕೆ ಪ್ರಮಾಣ ಪ್ರಕ್ರಿಯೆ ವ್ಯವಸ್ಥೆಯಾಗಿ ಕಷ್ಟ. ಅದಕ್ಕಾಗಿ ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಬಹಳ ದೊಡ್ಡ ಪ್ರಮಾಣ ಪತ್ರಿಗೆ, ಭಾರಿ ದೊಡ್ಡ ಕೊಡುಗೆ ಅಂದ್ರೆ ಸಾಕ್ಷಿ ಪ್ರಮಾಣವನ್ನು ಹೇಳಿ. ಸಾಕ್ಷಿ ಅನ್ನೋದ್ರ ಬಗ್ಗೆ ಯಾರೂ ಇಲ್ಲ. ನಮ್ಮ ಜ್ಞಾನಕ್ಕೆಲ್ಲ ಸಾಕ್ಷಿನೇ ಇಲ್ಲದಾಗಿತ್ತು ಗೊತ್ತಾಯ್ತಾ? ನಮ್ಮ ಜ್ಞಾನ ಸಾಕ್ಷಿ ಇಲ್ಲದ ಜ್ಞಾನ ಆಗಿತ್ತು. ಆಚಾರ ಸಾಕ್ಷಿಯನ್ನು ಒಪ್ಪಿಟ್ಬಿಟ್ರಲ್ಲ ಎಲ್ಲ ವ್ಯವಸ್ಥೆ ಮುಗಿದು. ಈ ಪ್ರತಿಯೊಬ್ಬರೂ ಕೂಡ ತತ್ವ ನಿರ್ಣಯಕ್ಕೆ ತಮ್ಮದೇ ಆದ ವ್ಯವಸ್ಥಿತವಾದ ನಿಖರವಾದ ಒಂದು ಪ್ರಮಾಣವನ್ನು ಆಚರಿಸಿದರು. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಲ್ಲ. ನೀವು ಯೋಚನೆ ಮಾಡಿ, ನಿಮ್ಮೊಳಗೆ ಒಂದು ಇಂದ್ರಿಯ ಇದೆ ಅಂತ ಹೇಳ್ತಾರೆ. ಚೇತನಕ್ಕೊಂದು ಇಂದ್ರಿಯ, ಚೇತನ ಸ್ವರೂಪೇಂದ್ರಿಯಂ ಸಾಕ್ಷಿ ಇತ್ಯುಚ್ಯತೆ. ಸ್ವರೂಪೇಂದ್ರಿಯ ಎಂದೂ ತಪ್ಪಲಾರದ ಇಂದ್ರಿಯ. ಬೇರೆ ಯಾವುದಾದ್ರು ಆಗಮ ತಪ್ಪರ್ಥ ಮಾಡಿಕೊಳ್ಳ ತಪ್ಪಬಹುದು, ಯುಕ್ತಿಯ ತಾಯಿ ತಪ್ಪಬಹುದು, ಪ್ರತ್ಯಕ್ಷ ಸರಿ ಕಾಣದೇ ಇರಬಹುದು, ಆದರೆ ಸಾಕ್ಷಿಗೆ ದೋಷ ಅಂತಲೇ ಇಲ್ಲ. ಸಾಕ್ಷಿಗೆ ದೋಷ ಇರೋದು ಅವ್ರ ವಿಚಾರ ಬೇರೆ, ಸಾಕ್ಷಿಗೆ ಬೇರೆ ದೋಷ ಇಲ್ಲ. ಅಯೋಗ್ಯ ಸಾಕ್ಷಿನೇ ಕೆಟ್ಟದ್ದೊಂಬುದು ಅಷ್ಟೇ ಹೊರತು ನಮ್ಮ ಸಾಕ್ಷಿಗೆ ಬೇರೆ ದೋಷಗಳೇ ಇಲ್ಲ, ಶುದ್ಧವಾದದ್ದು. ದೋಷಾಭಾವಾದಿ ಕೈವ ಸಾಕ್ಷಿ ಸಮ್ಯಕ್ ಪ್ರಪಶ್ಯತೆ. ಆಚಾರ ಸಾಕ್ಷಿ ಬಗ್ಗೆ ಹೇಳಿರಲ್ಲ, ಸಿದ್ಧಾಂತದ ಭದ್ರ ಫೌಂಡೇಶನ್. ಅದನ್ನು ಇಟ್ಕೊಂಡ ಮೇಲೆ ಯಾವ ಕಾಲಕ್ಕೂ ನಮಗೆ ಯಾವುದರಲ್ಲೂ ಗೊಂದಲ ಬರಲೇಬಾರದು ಅಂತ ಪ್ರತಿಯೇ ಆಚಾರ್ಯ ಮುಂದಿಡ್ತಾರೆ. ಮಟ್ಟಿಗೆ ಎಷ್ಟು ಮಟ್ಟಿಗೆ ಹೇಳ್ತಾರೆ ಗೊತ್ತಾ? ನೀವೆಲ್ಲರೂ ಕೂಡ ವಿಷಯ ಕಡಿಮೆ ಗೊತ್ತಿರಬಹುದು, ಯೋಚನೆ ಮಾಡಬೇಡಿ, ಆದರೆ ಖಚಿತ ತಿಳ್ಕೊಂಡ ಯೋಗ್ಯತೆ ನಿಮಗಿದೆ ಅಂತ ಆಚಾರ್ಯ ಹೇಳ್ತಾರೆ. ಯಾಕೆ ಅನುಭವ ವಿರೋಧಿ ಆಗಮಸ್ಯ ಪ್ರಾಮಾಣ್ಯ. ಈ ಮಾತನ್ನು ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸ್ವಂತಿಕೆ ಅರ್ಥವನ್ನು ಮಾಡಿಕೊಡ್ತಾರೆ ಆಚಾರ್ಯ. ಈಗ ಜೀವ ಜೀವ ಭೇದ ಅನ್ನುವಂತೆ ಅವರವರ ಸಾಕ್ಷಿ ಅವರವರ ಜೀವ ಸೇರ್ಕೊಂಡಿದೆ. ಅದೆಲ್ಲ ತಿಳಿಸಿ ಒಂದು ನಿಜ ನಿಖರವಾಗಿ ಜ್ಞಾನದ ಒಂದು ನಿರ್ಣಯ ಮಾಡಿಕೊಳ್ಳೋ ಅವಕಾಶ ಆಕ್ಷನ್ ಮಾಡ್ಕೊಟ್ಟಿದ್ದ. ಅದರ ಜೊತೆಗೆ ದೋಷಗಳನ್ನು ಹೇಳೋ ಕ್ರಮವಾಗಲಿ, ಆ ದೋಷಗಳು ಅಪ್ಲೈ ಮಾಡೋ ರೀತಿಯಾಗಲಿ, ಪ್ರಮಾಣಗಳನ್ನು ಹೇಳಿಬಿಟ್ಟು ಹೇಗೆ ಇದನ್ನು ತೋರಿಸ್ಬೇಕು ಅಂತ ದೃಶ್ಯತಾಮಾನದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಅದೆಲ್ಲ ಥಿಯರಿ, ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಿ ಅದು ಅಷ್ಟೇ ವಿಶೇಷ ಬೆಳಕನ್ನು ಸೆಳೆತಾರೆ. ಕಥಾರಕ್ಷಣದಲ್ಲಿ ಹೇಗೆ ವಾದ ಮಾಡಬೇಕು ಅಂತ ಹೇಳ್ತಾರೆ. ವಾದ ಅಂದ್ರೆ ಗಲಾಟೆ ಅಂತ ಆಗಿಬಿಟ್ಟಿದೆ. ಒಂದು ವಾದ ಅಂದ್ರೆ ಗಲಾಟೆ ಇಲ್ಲ, ತತ್ವ ನಿರ್ಣಯವನ್ನು ಮಾಡಬೇಕಾದ್ರೆ ಚರ್ಚೆ ಹೇಗೆ ನಡೀಬೇಕು ಅಂತ ಹೇಳ್ತಾರೆ. ವಾದ ಜಲ್ಪ ವಿತಂಡ ವಿಭಾಗವನ್ನು ಮಾಡಿ ವಾದ ಒಂದು ಶ್ರೇಷ್ಠವಾದಂತಹ ಕಥಾ ಭಾಗ, ಕೇವಲ ತತ್ವ ನಿರ್ಣಯವಂತೆ ಅದರ ಗುರಿ ಅಂತ ಹೇಳ್ತಾ ಬೆಳಕು ಚೆಲ್ತಾರಲ್ಲ, ಅದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಮಾತು ಹೇಗೆ ಆಡಬೇಕು ಅಂತ ಕರಿಬೇಕಾದ್ರೆ ಕಥಾಭಿಷ್ಣವರು ದೊಡ್ಡವರು ಹತ್ರ ಮಾತಾಡಬೇಕಾದ ಪ್ರಶ್ನೆಗಳೆಲ್ಲ ವಾದಕತೆಯಾಗಬೇಕು ಹೊರತು ಬೇರೆ ರೀತಿ ಆಗಬಾರ್ದು. ತತ್ವ ನಿರ್ಣಯವಂತೆ ನಮ್ಮ ಗುರಿ. ಪಾಠ ಹೇಳಬೇಕಾದ್ರೆ ಕೇವಲ ವಾದ ವಾದ ಕಥ ಬೇರೆ ಇಲ್ಲ. ಸಮಾಜದಲ್ಲಿ ತಮಾಷೆಗೆ ಜಲ್ಪ ಮಾಡಬೇಕು, ವೈದ್ಯರ ಜೊತೆಗೆ ಕೇವಲ ವಿತಂಡ ಮಾತ್ರ ಮಾಡಬೇಕು. ಅದನ್ನೆಲ್ಲ ತಿಳಿಸಿ ಮೂಲ ಗ್ರಂಥಗಳು ಯಾವುದು ಹೇಗೆ ಯೋಚನೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಅನಂತರ ಖಂಡನ ತ್ರಯಗಳು, ತತ್ವ ಸಂಖ್ಯಾನ ತತ್ವ ವಿವೇಕ ಎರಡು ತತ್ವ ಗ್ರಂಥಗಳು, ಮೂರು ಖಂಡನ ತ್ರಯಗಳು. ಪ್ರಮಾಣಗಳ ಕಥಾಕ್ಷೆಯ ಓದಿದ ಮೇಲೆ ಅದರಿಂದ ಕಾಣಬೇಕಾದ ತತ್ವಗಳು ಯಾವುದು ಅಂದ್ರೆ ತತ್ವ ಸಂಖ್ಯಾನ ತತ್ವ ವಿವೇಕ ಸ್ವತಂತ್ರ ಅಸ್ವತಂತ್ರಂಚ ವಿವಿಧಂ ತತ್ವ ವಿಶೇಷ. ಈ ರೀತಿಯಾದ ವಿಭಾಗವನ್ನು ಜಗತ್ತಿನಲ್ಲಿ ಯಾರು ಯೋಚನೆ ಕೂಡ ಮಾಡಿರಲಿಲ್ಲ. ಸ್ವತಂತ್ರ ಅಸ್ವತಂತ್ರ ಎರಡು ವಿಧವಾದ ತತ್ವಗಳಿವೆ, ಒಂದು ಸ್ವತಂತ್ರ ಒಂದು ಅಸ್ವತಂತ್ರ. ಸ್ವತಂತ್ರೋ ಭಗವಾನ್ ವಿಷ್ಣು. ಈ ವಿಭಾಗ ಎಷ್ಟು ಮನಸ್ಸಿಗೆ ಹುಟ್ಟುತ್ತೆ ಅಂದ್ರೆ ನಾವು ಯಾರು ಅಂತ ಗೊತ್ತಾಗಿಲ್ಲ ಸರ್. ನಾವು ಅಸ್ವತಂತ್ರರು, ಮಾತಿದ್ದರೆ ಅಸ್ವತಂತ್ರರು, ನಮ್ಗೆ ಹೇಳಕ್ ಬರಲಿಲ್ಲ ಅಂದ್ರೆ ಅಸ್ವತಂತ್ರರು ಅಂತ ಅರ್ಥ. ತಕ್ಷಣ ಮಾತಾಡಕ್ ಬರಲಿಲ್ಲ ಅಸ್ವತಂತ್ರರು, ಕೇಳಕ್ ಬರಲಿಲ್ಲ ಅಸ್ವತಂತ್ರರು, ನಾವೆಲ್ಲ ಅಸ್ವತಂತ್ರ. ಸ್ವತಂತ್ರ ಒಬ್ಬನೇ ಭಗವಂತ ಒಬ್ಬನೇ, ಸ್ವತಂತ್ರೋ ಭಗವಾನ್ ವಿಷ್ಣು. ಆ ಮಾತು ತಿಳ್ಕೊಂಡಾಗ ಶಾಸ್ತ್ರದ ಮಹಾದ್ವಾರಕ್ಕೆ ನಾವು ಬಂದು ನಿಂತಂತೆ. ಸ್ವತಂತ್ರವು ಭಗವಾನ್ ವಿಷ್ಣು. ಏನ್ ಸ್ವತಂತ್ರ ಅಂದ್ರೆ ಏನು? ಇವತ್ತು ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಅರ್ಥ ಆಗ್ಬಿಟ್ಟಿದೆ. ದೇಶ ಸ್ವತಂತ್ರ ಅದು ಜೋರ ಘೋಷಣೆ ಮಾಡಿ ಸ್ವತಂತ್ರ ಭಾರತ ಅಂತ ಹೇಳ್ಬಿಟ್ಟೆ. ಎಲ್ಲರನ್ನೂ ಅತಂತ್ರ ಇಲ್ಲತ್ತೆ, ಬೇರೆ ಎಲ್ಲದೂ ಕಾಯ್ತಾ ಕೂತಿರ್ಬೇಕು. ಬ್ಯಾಕ್ಗ್ರೌಂಡ್ ಬರಲಿಲ್ಲ ಅದನ್ನೆಲ್ಲ ಕೂತು ಕಾಯ್ತಾ ಕೂತಿರ್ಬೇಕು. ಅಂದ್ರೆ ಇಂಡಿಪೆಂಡೆಂಟ್ ಬಟ್ ಡಿಪೆಂಡೆಂಟ್ ಆನ್ ಆಲ್ ಅದರ್ ಕಂಟ್ರೀಸ್ ಆರ್ ಸೋ ಮೆನಿ ಥಿಂಗ್ಸ್ ಅಂತ ಅಲ್ಲ. ಇದು ಇಂಡಿಪೆಂಡೆನ್ಸ್ ಅಲ್ಲ, ನಿಜವಾದ ಇಂಡಿಪೆಂಡೆಂಟ್ ಅಂದ್ರೆ ಒಬ್ಬನೇ, ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ಅಂದ್ರೆ ಭಗವಂತನಿಗೆ ಮಾತ್ರ. ಸ್ವರೂಪ ಪ್ರವೃತ್ತಿ ಪ್ರವೃತ್ತಿ ರೂಪ ಸತ್ತ ತ್ರೈವಿಧ್ಯ ಪರಾನಪೇಕ್ಷಂ ಸ್ವತಂತ್ರ. ಆ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದೇವರು ಸದಾ ಮನಸ್ಸಲ್ಲಿ ಇರ್ತಾರೆ. ನಾವೇನು ಮಾಡೋಕ್ಕಾಗೋದಿಲ್ಲ, ದೇವರು ಅದನ್ನು ಮಾಡ್ತಾನೆ. ತಿಳುವಳಿಕೆ ಇರೋದು ಎಲ್ಲರೂ ಇರೋದು, ಅವ್ರ ಕೈಲಿ ಇದ್ದಿದ್ರೆ ಯಾರು ಹೋಗ್ತಾರೆ ಎಲ್ಲ ಇದ್ದು ಬಿಡ್ತಾರೆ ಒಂದ್ ಕಡೆ. ಒಂದೇ ಕಡೆಯಲ್ಲೂ ಯಾರಿಗೆ ನಮ್ಮ ಬಿಡೋದಿಲ್ಲ ಅಂತ ಓಡಾಡಬೇಕಾಗಿಲ್ಲ. ಎಲ್ಲ ಪತ್ರಿಗಳು ಎಲ್ಲ ಪದವಿ ಹಾಗೆ ಕಟ್ಟಿಬಿಟ್ಟು ಉಳ್ಕೊಂಡ್ಬಿಡ್ತೀವಿ. ಪದವಿ ಉಳಿಸ್ಕೊಳ್ಳೋದು ಸಾಧ್ಯ ಇಲ್ಲ, ದೇಹ ಉಳಿಸ್ಕೊಳ್ಳೋದು ಸಾಧ್ಯ ಇಲ್ಲ, ನಮ್ಮ ಸ್ವರೂಪ ನಮ್ಮ ಕೈಯಲ್ಲಿ ಇಲ್ಲ, ಪ್ರವೃತ್ತಿ ತಿಳುವಳಿಕೆ ನಮ್ಮ ಕೈಯಲ್ಲಿ ಇಲ್ಲ. ಎಷ್ಟು ಮೇಲೆ ಡಿಪೆಂಡ್ ಆಗಿದ್ದೇವೆ ತಿಳುವಳಿಕೆಗೆ ನಾವು? ಪ್ರವೃತ್ತಿ ನಮ್ಮ ಕೈಯಲ್ಲಿಲ್ಲ, ತೀರವಿನ ತೃಣಭವಿ ನಚನತಿ. ಏನು ಮಾಡೋದು ನಮ್ಮ ಕೈಯಲ್ಲಿಲ್ಲ, ಭಗವಂತ ಮಾಡಿಸ್ಕೊಂಡು ಮಾಡಬೇಕು. ಬರೀ ದೇವರು ಮಾಡಿಸ್ತಾರೆ ಅಂತ ಸಾಮಾನ್ಯ ಹೇಳಬಹುದು, ಆದ್ರೆ ಒಣಗಿತ್ತು ಬಿಂಬನಾಗಿ ಮಾಡಿಸ್ತಾರೆ ಅಂತ ಹೇಳಿದ ಪರಿಕಲ್ಪನೆ ಕೊಟ್ಟಿದ್ದು ಮಧ್ವಾಚಾರ್ಯರ ಮಾತ್ರ. ರಾಜನಂತೆ ಮಾಡಿಸ್ತಾರೆ ಅವರು ಬೇರೆ, ಬಿಂಬನಾಗಿ ಮಾಡಿಸ್ತಾನೆ ಅಂತ ಇದೆಯಲ್ಲ, ಅದು ವಿಶೇಷವಾದ ಭಕ್ತ ಸಿದ್ಧಾಂತದ ದೊಡ್ಡ ಹೃದಯ. ಅದನ್ನು ತಿಳಿಸಿಕೊಡ್ತಾರೆ ನೋಡಿ. ಮೀನಿದೆ ನೀರಿದೆ, ಮೀನಿನ ಜೊತೆಗೆ ಇರ್ತಾರೆ, ಮೀನು ನಡೆಸುತ್ತೆ ಎರಡು ಜೊತೆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಆದ್ರೆ ಗೊತ್ತಾಗುತ್ತೆ ಮೀನನ್ನು ಕಡೆಗೆ ತೆಗಿರಿ, ಬರೀ ಸಾಯಿ ಒದ್ದಾಡಿ ಸಾಯಿತ್ತೆ ಬರ್ತದೆ. ಮೀನು ಕಡೆಗೆ ತೆಗೆದಾಗ ಒದ್ದಾಡಿ ಸಾಯಿತ್ತೆ. ಮೀನಿನ ಕಡೆ ಬಂದು ನೀರು ಹೋಗೋದಿಲ್ಲ, ನೀರು ಹಾಗೆ ಇರೋದು. ಭಗವಂತ ನೀರು, ನಾವೆಲ್ಲ ಮೀನುಗಳಿಂದ ಇದ್ದಿದ್ದೇವೆ ಅಂತ ಹೇಳಿದೆ. ಯಾವಾಗ ನೀರಿನಲ್ಲಿ ಇರ್ತೇವೆ ಸುಖವಾಗಿರ್ತಾರೆ, ಆಡಾಡ್ಕೊಂಡಿರುತ್ತೆ. ದೇವರು ನಂಬ್ಕೊಂಡಿರ್ತೇವಲ್ಲ ಆನಂದವಾಗಿರ್ತೇವೆ. ದೇವರು ನಂಬಿ ಈ ಕಡೆ ಬಂದ್ವಲ್ಲ ಮದುವೆ ಒಳ ಒದ್ದಾಟ ಶುರುವಾಗಿರುತ್ತೆ ಅಂತ ಹೇಳ್ತಾರೆ. ತಾಪತ್ರಯೇಣ ಸಂತಪ್ತಂ ಯದೇತ ಅಖಿಲಂ ಜಗ, ಬರೀ ಒದ್ದಾಟನೆ. ಅವಾಗ ಏನಾಗುತ್ತೆ? ಸ್ವಲ್ಪ ಸತ್ಯ ಹೋಗ್ಬಿಡುತ್ತಾರೆ, ಸಾಯಿರ ಅನ್ನಂತ ವಯಸ್ಸು ಹೋಗುತ್ತೆ ಅಂತ ಅರ್ಥ. ಮೊದಲು ಸಂಸಾರ ತೊಡಲಾಟ, ನರಕದ ತೊಡಲಾಟ, ಅಂತ ಸಮಸ್ಯೆಯಲ್ಲಿ ಶಾಶ್ವತವಾದ ಸತ್ಯ ಹೋಯ್ತು. ಅಲ್ಲೇ ಇದ್ಬಿಟ್ರೆ ಆನಂದವಾಗಿರಬಹುದು. ಇದು ಅರ್ಥ ಮಾಡಿಕೊಂಡ್ರೆ ನೀರಿನೊಳಗಿರ್ತಕ್ಕಂಥ ಮೀನು ಹೇಗಿರಬೇಕು, ಮಧ್ವಮತಾಬ್ಧಿಯಲ್ಲಿ ಮೀನವಾಗಿರಬೇಕು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಭಜನೆ ಸುಖವಯ್ಯ. ಪುರಂದರದಾಸರ ಮಾತು ಈ ಸ್ವಾತಂತ್ರ್ಯದ ವಿಶೇಷವಾದ ಮಹತ್ವ ಹೇಳ್ತಕ್ಕಂಥ ಮಾತು. ಆಮೇಲೆ ಬುದ್ಧಿಯೋಚನೆಗಳು, ಪರಮಾತ್ಮನು ಮೀನೆ ಸ್ವತಂತ್ರ ಮೀನು, ಅದನ್ನೇನು ಬಿಡ್ಬೇಕು. ಸ್ವತಂತ್ರ ಮೀನು ಇಂಥ ಮೀನಲ್ಲ, ಯಾವ್ದಿರೋ ತನ್ನ ಸಾಕಾಗದಲ್ಲಿ ತೋರಿಸ್ಬಿಡ್ತಾರೆ. ನೀರಿನ ಮೇಲಿದ್ದಾರೆ ಅಂತ ಹೇಳೋದು ಎಲ್ಲ ಹಾಕಿದ್ರೆ ಹಾಕಿ ಜಾಸ್ತಿ ಆಗಿಬಿಡ್ತಾರೆ. ಆದ್ರಿಂದ ಭಗವಂತ ನಮ್ಮನ್ನು ಬಿಟ್ಟಿರಬಲ್ಲ, ನಾವು ದೇವರು ಬಿಟ್ಟಿರಲಿಕ್ಕಾಗುತ್ತೆ. ಅದಕ್ಕೆ ನಿನ್ನ ಅಗಲಿ ಸೈನಿಸಲಾರೆವೋ ನೀರಜಾಕ್ಷ ದಾಸರು ಹೇಳ್ಬೇಕಾದ್ರೆ, ಅಗಲಿ ಸೈನಿಸಲಾರೆವೋ ಬಿಟ್ಟಿರಲಿಕ್ಕಾಗೋದಿಲ್ಲ ನಾವು. ಈ ಮಾತು ದಾಸರು ಹೇಳಬೇಕಾದ್ರೆ ಕಾವ್ಯವಾಗಿ ಹೇಳಲಿಲ್ಲ, ತತ್ವವಾಗಿ ದಾಸರು ಹೇಳ್ತಾ ಇದ್ದಾರೆ. ದೇವರು ಬಿಟ್ಟಿರಲಿಕ್ಕಾಗೋದಿಲ್ಲ, ನಾವು ಬಿಟ್ಟಿದ್ದೇವೆ ಅಂದ್ರೆ ಅರ್ಥ ಏನದಕ್ಕೆ? ಬರೀ ದುಃಖ ಪಡ್ತಾ ಇದೆ ಅಂತ. ಬೆಳಗ್ಗೆ ಸಾಯಂಕಾಲ ನೋಡಿ, ಬರೀ ದೊಡ್ಡ ಎರಡಕ್ಕೂ ದುಃಖ ಕಾಣಕ್ಕ. ಯಾರು ಸುಖವಾಗಿದ್ದಾರೆ? ಶ್ರೀಮಂತ ರಾಜ ಮಹಾರಾಜರು ಸುಖವಾಗಿರಲಿಲ್ಲ, ಇನ್ನು ಬರೀ ಶ್ರೀಮಂತ ಏನು ಸುಖವಾಗಿರ್ತಾನೆ? ಅದನ್ನ ಹೇಳಿ ಆ ತತ್ವವನ್ನು ಕೂಡಿಸ್ತಾರೆ. ಮತ್ತೆ ಜೀವನದಲ್ಲಿ ತತ್ವದ ಅನುಷ್ಠಾನ ಹೇಗಿರಬೇಕು ಅಂತ ತತ್ವ ವಿವೇಕದ ಕೊನೆ ಹೇಳ್ತಾರೆ. ಏತತ್ ಪರತಂತ್ರಂತು ಸರ್ವಮೇವ ಹರಿಸ್ತದ ವಶವಿತ್ತೇವ ಜಾನಾತಿ ಸಂಸಾರಾನ್ ಉಚ್ಚತೆ ಸಹ ಎಷ್ಟ ಮತದ್ದು. ಸ್ವತಂತ್ರದ ತಿಳ್ಕೊಂಡಿದ್ದೇವೆ, ಅಲ್ಲ ಪರತಂತ್ರರಾಗಿದ್ದೇವೆ ಎಲ್ಲ ತಿಳ್ಕೊಳ್ಳಿ. ಒಂದು ಎಚ್ಚರ ಇರಲಿ, ಇದೆಲ್ಲ ಭಗವದ್ಗೀತ. ಈಶಾವಾಸ್ಯ ವಿಧಂ ಸರ್ವ ತಿಳ್ಕೊಂಡ್ಬಿಟ್ರೆ ಸಣ್ಣ ಪುಟ್ಟದ್ದಲ್ಲ, ಇಲ್ಲಿ ನಮಗೆ ಆನಂದ ನೆಮ್ಮದಿಯಾಗಿರ್ತೇವೆ, ಆಮೇಲೆ ವೈಕುಂಠ ಹೋಗ್ತೇವೆ. ಇಲ್ಲೂ ಆನಂದ ಅಲ್ಲೂ ಆನಂದ, ಎಲ್ಲವೂ ದೇವರ ಅಧೀನ, ಎಲ್ಲವೂ ಯಾರ ಅಧೀನ ಅಲ್ಲ ತಪ್ಪು, ನಮ್ಮ ಅಧೀನ ಭಾರಿ ತಪ್ಪು, ಇನ್ನೊಬ್ಬರ ಅಧೀನ ತಪ್ಪು, ದೇವರ ಅಧೀನ ಅಲ್ಲ ತಪ್ಪು, ದೇವರ ಅಧೀನದಲ್ಲಿದೆ ಅಂತ ತಿಳ್ಕೊಂಡ್ರೆ ಅದು ಶ್ರೇಷ್ಠವಾದ ಉತ್ತರ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಏತತ್ ಪರತಂತ್ರಂತೂ ಸರ್ವಮೇವ ಹರಿಸ್ತಾರ. ಇಲ್ಲಿ ಏತ ಸರ್ವಮೇವ ಪರತಂತ್ರ ಅನೇಕ ಅರ್ಥ, ಸರ್ವಂ ಪರತಂತ್ರಮೇವ ಅದೆಲ್ಲ ಭಗವದ್ ಅಧೀನಮೇವ. ಆ ರೀತಿ ಹೇಳ್ತಾ ಹೇಳ್ತಾ ಎಲ್ಲವೂ ಪರತಂತ್ರವೇ, ದೇವರ ಅಧೀನದಲ್ಲೇ ಇದೆ, ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಬೇಕು ಅಂತ ಹೇಳ್ತಾ ತತ್ವಜ್ಞಾನವು ಮೋಕ್ಷಕ್ಕೆ ಕಾರಣ. ನಮ್ಮ ಜನಕ್ಕೆ ಈ ತತ್ವ ಜಿಜ್ಞಾಸೆ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ, ಅದರ ಫಲ ಮೋಕ್ಷ ಅಂತ ಪರಮ ಪುರುಷಾರ್ಥವನ್ನೇ ಕೊಡುತ್ತೆ. ಖಂಡನ ತ್ರಯಗಳಲ್ಲಿ ಅದ್ವೈತ ಮತವನ್ನು ಮೂರು ಗ್ರಂಥಗಳ ಆಚಾರ ಖಂಡನೆ ಮಾಡ್ತಾರೆ. ಅನೇಕ ಆಶ್ಚರ್ಯ, ಯಾಕೆ ಅದ್ವೈತ ಮೇಲೆ ಕಂಡಿಟ್ಟಿದ್ದಾರೆ ಆಚಾರ್ಯರು? ಇನ್ನೇನು ಅಲ್ಲ, ಮಹಾಬಲ ಭಂಗನ್ಯಾಯ ಅಂತ ಕರೀತಾರೆ. ಅದ್ವೈತ ಬೇರೆ ಎಲ್ಲ ಮತಗಳನ್ನು ಕೂಡ ಪರಾಭವಗೊಳಿಸಿತ್ತು. ಅದನ್ನು ಸ್ವಲ್ಪ ಬಿಟ್ಟರೆ ಫೈನಲ್ ಗೆದ್ರೆ ಅವರು ಅಂತೆ ಸಿದ್ಧಸ್ತು ಸಿದ್ಧ ಅಂತ ಮಧ್ವ ಶಾಲಮಯ ಅದ್ವೈತಕ್ಕೊಂದು ದೃಷ್ಟಿಯಿಂದ ಅದು ಟ್ರಿಬ್ಯೂಟ್ ಅನ್ಬೋದು, ನಿಮ್ಮ ಫೈನಲ್ಸ್ ಮೇಲೆ ಭಾರಿ ಟ್ರಿಬ್ಯೂಟ್ ಅನ್ಬೋದು. ಅದು ಸೋತಾರೆ ಎಂಬುದು ಅವರ ವಿಶೇಷವಾದ ಪರಾಭವದ ಲಕ್ಷಣ. ಅದ್ವೈತವನ್ನು ಖಂಡನೆ ಮಾಡಬೇಕಾದ್ರೆ ಮೂರು ಮುಖ್ಯವಾಗಿರ್ತಕ್ಕಂಥ ಉಪಾಧಿ, ಆಮೇಲೆ ಅನುಮಾನ, ವಿಶೇಷವಾಗಿ ಮಾಯಾವಾದ ಹೆಸರು, ಮೂರನ್ನು ಖಂಡನೆ ಮಾಡ್ತಾರೆ. ಮಾಯಾವಾದ ಖಂಡನ, ಮಿಥ್ಯಾತ್ಮಾನುಮಾನ ಖಂಡನ, ಉಪಾಧಿ ಖಂಡನ, ಆ ಮೂರು ಬೇಸಿಸ್ ಫೌಂಡೇಶನ್. ಅದು ಹೋಯಿತು ಅದ್ರ ಮುಂದೆ ಏನೇ ಮಾಡಿದ್ರು ಕೂಡ ಇಡೀ ಬಿಡಿ ಒಂದೊಂದೇ ತೆಗಿಬೇಕಾಗಿಲ್ಲ, ಫೌಂಡೇಶನ್ ಬಿಟ್ಟು ಎಲ್ಲ ಬಿದ್ದು ಹೋಗ್ಬಿಡ್ತು. ಅದಕ್ಕೆ ಹೇಳ್ತಾರೆ ಪ್ರಕರಣ ಗ್ರಂಥಗಳು ಬಹಳ ಚಿಕ್ಕ ಚಿಕ್ಕ ಗ್ರಂಥಗಳು, ನಾವೇನ್ ಮಾಡ್ತೇವೆ ಚಿಕ್ಕ ಗ್ರಂಥ ಅಂತ ಓದೋದಿಲ್ಲ. ತಾತ್ಪರ್ಯ ಭಾರಿ ದೊಡ್ಡ ಗ್ರಂಥ ಓದು, ಭಾರಿ ದೊಡ್ಡ ಗ್ರಂಥ ಓದೋದಿಲ್ಲ, ಅವರು ಚಿಕ್ಕ ಗ್ರಂಥ ಚಿಕ್ಕದು ಓದೋದಿಲ್ಲ, ದೊಡ್ಡದು ದೊಡ್ಡದು ಓದೋದಿಲ್ಲ, ಅದರಿಂದಾಗಿನೇ ಯಾವುದು ಓದೋದಿಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಚಿಕ್ಕ ಗ್ರಂಥ ಅಂತ ತಿಳ್ಕೊಂಡು ಸುಮ್ಮನೆ ಇರಬೇಡಿ. ಎಂಥ ಗ್ರಂಥ ಬಂತ ಅದು? ವಾದಾದಯ ಪ್ರಕರಣ ಸ್ಫುಲಿಂಗ ಹೇಳ್ತಾರೆ. ತರವೋಪ್ಯಲ ಭಾರಿ ಚಿಕ್ಕ ಚಿಕ್ಕ ಗ್ರಂಥಗಳು, ಆದರೆ ಎಷ್ಟು ಎಫೆಕ್ಟಿವ್ ಗೊತ್ತಾ? ವಿಪಕ್ಷ ಕಕ್ಷಂ ಕ್ಷಿಣ್ವಂತಿ ಮಾರುತೇನ ತ್ವಯೇರಿತ. ಚಿಕ್ಕ ಕಿಡಿ ಕಾಡನ್ನು ಸುಡುತ್ತೆ, ಚಿಕ್ಕ ಕಿಡಿ ಕಾಡನ್ನು ಸುಡುತ್ತೆ. ಏನಾದ್ರು ಸುಟ್ಟಿ ನೋಡಿದ್ದೀರಾ ಅಂದ್ರೆ ಬರೀ ಕಿಡಿ ಸುಡೋದಿಲ್ಲ, ಗಾಳಿ ಹಾಕ್ತಾ ಹೋಗ್ಬೇಕು. ಅದಕ್ಕೆ ಗಾಳಿ ಹಾಕ್ತಾ ಹಾಕ್ತಾ ಹೋದಂತೆ ದೊಡ್ಡ ಜವಾನಿಯಾಗಿ ಸುಟ್ಟಾಗಿ ಬಿಡುತ್ತೆ. ಗ್ರಂಥ ಚಿಕ್ಕದು ಬರೆದವರು ಯಾರು ಗೊತ್ತಾ? ವಾಯುದೇವರು ಬರೆದಿದ್ದಾರೆ ಗೊತ್ತಾಯ್ತಾ? ಎಲ್ಲ ಗಾಳಿ ಹಾಕ್ತಾ ಹಾಕ್ತಾ ಏನ್ ಮಾಡುತ್ತದೋ? ವಿಪಕ್ಷ ಕಕ್ಷಂ ಕ್ಷಿಣ್ವಂತಿ, ಎಲ್ಲಾ ಮತಗಳನ್ನು ಬೂದಿ ಮಾಡಿ ಹಾಕ್ಬಿಡುತ್ತೆ ಅಂತ ಹೇಳ್ತಾ ಎಲ್ಲಾ ಮತಗಳು ಲೀಲಾಜಾಲವಾಗಿ ಬೂದಿ ಮಾಡಿ ಹಾಕ್ಬಿಡ. ಮಾರುತೇನ ತ್ವಯೇರಿತ, ಯಾರ ಮಾತು ಮುಖ್ಯ? ಸ್ವಾಮಿಗಳು ಮಾತಾಡ್ತಾರೆ, ಎಷ್ಟು ಮಹತ್ವ ಇದೆ ಅದಕ್ಕೆ ಆಗಲೇ ಮಾತೆ. ಯಾರು ಮಾತಾಡ್ತಾರೆ? ವಕ್ತೃ ಶ್ರೋತೃ ಪ್ರಸಕ್ತಿನ ಯದಾಪ್ತಿನ ಅನುಕೂಲಕ. ಆಚಾರ್ಯರ ಮಾತು ಅಂದ್ರೆ ವಾಯುದೇವರ ಮಾತು. ಅದಕ್ಕೆ ದೃಷ್ಟಾಂತ ಲಂಕಾಪಟ್ಟ ಸೂತ್ರವನ್ನ ಹಾಗೆ ಅಂತ ಹೇಳ್ತಾರೆ. ಲಂಕಾಪಟ್ಟ ಹನುಮಂತನ ಸುಟ್ಟು ತೋರಿಸಿದ್ರಲ್ಲ, ವಿಪಕ್ಷ ಕಕ್ಷಂ ಕ್ಷಿಣ್ವಂತಿ, ಒಂದ್ಸರಿ ಸುಟ್ಟರೆ ಸಾಲಲ್ಲ, ಅರಗಿನ ಮನೆ ಸುಟ್ಟು ತೋರಿಸಿದ್ರಲ್ಲ, ಎರಡನೇ ಸರಿ ಸಾಕಲ್ಲ. ಅದು ರಾವಣನದು, ಇದು ದುರ್ಯೋಧನದು. ರಾವಣ ಅದರ ಮಹಾಖಳನಾಯಕ, ಇದರ ಮಹಾಖಳನಾಯಕ ದುರ್ಯೋಧನ, ಇಬ್ಬರ ಸುಟ್ಟು ಹಾಕಿಬಿಟ್ರಲ್ಲ. ಕೊನೆಯದಾಗಿ ಸುಡ ಅಭ್ಯಾಸ ಮಾಡಿಕೊಂಡ್ರಲ್ಲ, ಇಲ್ಲಿ ದುರ್ಮತಗಳನ್ನು ಸುಟ್ಟಾಕಿಬಿಟ್ರು ಅಂತ ಹೇಳ್ತಾರೆ. ಎಲ್ಲಾ ದುರ್ಮತಗಳು ಬೆಂಕಿ ಇಟ್ಟುಬಿಟ್ರು. ಈ ಮಾತು ವಿದ್ಯಾಮಾನ್ಯ ತೀರ್ಥರು ಸಾಮಾನ್ಯವಾಗಿ ಹೇಳ್ತಿದ್ದಂತ ಮಾತಿದ್ರು. ಅದು ಮೂರವತಾರದ್ದು ಸುಡ ಕೆಲಸ ಮಾಡಿದ್ದಾರೆ ಆಚಾರ್ಯ ಗುರುತೆ. ಮೂರವತಾರದ್ದು ಸುಡ ಕೆಲಸ ಮಾಡಿಬಿಟ್ಟಿದ್ದಾರೆ. ಯಾವುದನ್ನ ಕೆಟ್ಟದನ್ನು ಸುಡ್ತಾ ಇದ್ದಾರೆ ಅಷ್ಟೇ, ಆದ್ರೂ ಒಳ್ಳೇದನ್ನು ಸುಡ್ತಿದ್ದಾರೆ. ಇದೇ ಹಣೆ ಬರೆ. ಈ ಒಳ್ಳೇದನ್ನು ಸುಟ್ಟರೆ ಕಲಿಯುಗ, ಕೆಟ್ಟದನ್ನು ಸುಟ್ಟರೆ ಕೃತಯುಗ ಆಗ್ತೇವೆ. ಅದು ಸುಡ ಕೆಲಸ ಆಗಲೇಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಆ ಹಿನ್ನೆಲೆಯಲ್ಲಿ ಆಚಾರ ಕೆಲಸ ಮಾಡಿ ತೋರಿಸ್ತಾರೆ. ಅರಗಿನ ಮನೆ ನೋಟಕ್ಕೆ ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳಗೆ ಏನು ಬರ್ತಾ? ಕಾಂಚನ ರತ್ನ ಗೂಢ, ಒಳ್ಳೆಯ ಒಳಗೆ ನೋಡಿದ್ರೆ ವಿಷ. ಲಂಕಾ ಪಟ್ಟಣ ಅದು ಬಂಗಾರದ ಪಟ್ಟಣ, ಬಂಗಾರದ ಪಟ್ಟಣ ಸುಟ್ಟು, ಬಂಗಾರದ ಮನೆ ಸುಟ್ಟು. ಬಂಗಾರ ಅಂದ್ರೆ ಸುವರ್ಣ ಅಂದ್ರೆ ಶಾಸ್ತ್ರ, ವರ್ಣದಲ್ಲಿರ್ತಾವಲ್ಲ ಶಾಸ್ತ್ರ, ಅದಕ್ಕೆ ಅದು ವರ್ಣಾತ್ಮಕವಾದ ಪುರ ಸುಟ್ಟರು, ವರ್ಣಾತ್ಮಕವಾದ ಮನೆ ಸುಟ್ಟರು. ಇದು ಅರ್ಥ ಮಾಡಿ ವರ್ಣಾತ್ಮಕವಾದ ಈ ಗ್ರಂಥಗಳನ್ನು ಸುಟ್ಟರು ಆಚಾರ್ಯ. ಮೂರನ್ನು ಆ ರೀತಿ ಸುಟ್ಟು ತೋರಿಸ್ತಾ ತಾವು ಹನುಮಂತನೇ ಆದವರು, ಭೀಮನೇ ಆದವರು, ಮಧ್ವಾಚಾರ್ಯರು ತಿಳಿಸಿಬಿಟ್ಟು ಪ್ರಕರಣಗಳನ್ನು ಓದಿ ನಿಮಗೆ ಅದಕ್ಕೆ ಹೇಳ್ತೀರಿ. ಸರೋವರ ಎಲ್ಲ ಒಂದು ಬರೆದರೆ ಬೇಡ, ಪ್ರಕರಣ ಓದಿಬಿಡಿ ಸಾಕು, ನಿಮ್ಮ ಜೀವನದಲ್ಲಿ ಕೆಟ್ಟ ಪ್ರಕರಣ ಬರೋದಿಲ್ಲ ಮೇಲೆ ಅಂತ ಹೇಳ್ತಾರೆ. ಹಾಳಾಗೋ ಪ್ರಕರಣನೇ ಬರೋದಿಲ್ಲ, ಸುಖವಾಗಿ ತಿಳಿದು ಓದಕ್ಕೆ ಎಷ್ಟು ದಿವಸ ಎಷ್ಟು ದಿವಸ ಬೇಕು ನಿಮಗೆ? ಫಾಸ್ಟ್ ಆಗೋದು ಕೆಲವು ಗ್ರಂಥ, ಫಾಸ್ಟ್ ಆಗೋದ್ರಿ ಕೆಲವೊಂದು ನಿಧಾನವಾಗೋದು. ಇವತ್ತು ಆಫೀಸ್ ಹೋಗ್ತಿರ್ತೀವಿ, ಲೆಟ್ರ್ ಬರುತ್ತೆ, ಏನ್ ಮಾಡ್ತೀವಿ ನಾವಾಗ? ಅರ್ಜೆಂಟ್ ಸುಮ್ಮನೆ ಓದ್ಬಿಡ್ತಾನೆ ಬೇಗ, ಆ ನಿಧಾನವಾಗಿ ಆಮೇಲೆ ಹೋಗ್ತಾನೆ. ಸರ್ವಮೂಲ ಸತ್ವೇನು ಕೇಳ್ಬಿಡ್ಬೇಕು, ಮಾಧ್ವರಾಗಿದ್ದಕ್ಕೆ ಸರ್ವಮೂಲ ಕೇಳ ಸತ್ವಿ ಅಂತ ಆಗಿಬಿಟ್ರೆ ನಾವು ಸತ್ತಲ್ಲ ಬದುಕಿದ್ವಿ ಅಂತ ಅರ್ಥ. ಆದಷ್ಟು ಆಗಲಿ ಗಂಗಾ ಸ್ಥಾನ ಯಾರು ಹ್ಯಾಂಗ ಮಾಡ್ತಾರೆ? ಸಾಗರ ಸ್ನಾನ ಮಾಡಿ ನಾವು ಸ್ನಾನ ಮಾಡ್ತೇವೆ.
இந்த நீர் போஷம் மாடிக்கொண்ட ஸ்தானத்தானே ಅಂದ್ರೆ ಕೇಳಿಲ್ಲ ಅಂತ ಆಗ್ಬಾರ್ದು, ಕೇಳಿಲ್ಲ ಅಂತ ಆಗ್ಬಾರ್ದು, ಕೇಳಿದ್ದೇವೆ ತಿಳ್ಕೊಂಡು ನಮ್ಮ ಯೋಗ್ಯತೆ ಅಷ್ಟೇ. ಸುಧಾ ಓದಿದ್ರೆ ಯಾರು ಓದಿದ್ರು ತಿಳ್ಕೊಳ್ಳೋದಿಲ್ಲ. ಸುಧಾ ಓದಿದ್ರೆ ಹೇಗಾದ್ರೆ ಒಂದೇ ರೀತಿ ಅರ್ಥ ಆಗೋದಿಲ್ವೋ? ಆಚಾರಗಂತ ಓದಿದೀವಿ, ಮುಟ್ಟಿದೀವಿ, ಸಾಕಲ್ಲ, ನಮ್ಮ ಕಿವಿಯೊಳಗೆ ಒಂದು ಮಾತು ಬಂತಲ್ಲ, ಬೇಕಾದಷ್ಟ ಕಣ್ಣಿ ಕಾಣಿಸ್ತು, ಕಿವಿ ಕೇಳಿಸ್ತು, ಮನಸ್ಸಿಗೆ ಮುಟ್ಟಿತು ಅಂದ್ರೆ ನಮ್ಮ ಜೀವನ ಎಂದೂ ಕೂಡ ಪರಮ ಸಾರ್ಥಕವಾಗುತ್ತ. ಆದ್ರಿಂದ ಚಿಕ್ಕರಂತ ಆಚಾರ ಬಂದು ಟೈಮ್ ಇಲ್ಲ ಅಂತ ಹೇಳಿಬೇಡಿ ಅಂತ ಹೇಳಿದ್ದ. ಆಮೇಲೆ ಅದರಲ್ಲಿ ಸ್ವಲ್ಪ ದೊಡ್ಡದು ಮಾಡ್ತಾ ಬಂದರು, ತತ್ವೋದ್ಯೋತ ಬರೀತಾರೆ ಆಚಾರ್ಯೆಲ್ಲ ಒಂದ್ ಕಡೆ ಉಪನ್ಯಾಸ. ಪುಂಡರೀಕಪುರಿ ಬಂದು ಸೋತೋದ, ಎಲ್ಲ ಅದ್ವೈತರು ಕೂತಿದ್ದಾರೆ, ಗ್ರಂಥ ಕದ್ದು ಬಿಟ್ಟಿದ್ದಾರೆ, ಆಚಾರ್ಯ ಅಂತ ಗ್ರಂಥ ಹಾಕಿಬಿಟ್ಟಿದ್ದಾರೆ, ಆಚಾರ್ಯ ಹ್ಯಾಂಗ ಮಾತಾಡ್ತಾರೆ ನೋಡ್ಬೇಕು ಅಂತ ಕಾಯ್ತಿದ್ದ. ಪುಸ್ತಕ ನೋಡ್ರೆ ಮಾತಾಡ್ತಾರೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಎಂಥ ಮೂರ್ಖರು ಅಂದ್ರೆ ಪಂಚಾಂಗ ನೋಡಿ ಸೂರ್ಯ ಹುಡ್ತಾರೆ ತಿಳ್ಕೊಂಡ್ರೆ ಹ್ಯಾಂಗ ಪಂಚಾಂಗ ಸೂರ್ಯ ಹುಡ್ಡು ಸೂರ್ಯ ಹುಡ್ತಾರೆ ಇರಲಿಲ್ಲ, ಬಂದೊಂದು ಒಂದು ಪಂಚಾಂಗ ಆದ್ರಿಂದಾಗೆ ಸೂರ್ಯ ಬೆಣ್ಣೆಗೆ ಇಟ್ಬಿಡ್ತೇವೆ, ಸದ್ಯ ಕೊಟ್ಟೋದಿಲ್ಲ ಕೆಲವು ದಿವಸ ಅಂತೆ. ಯಾರು ಪಂಚಾಂಗ ಇವತ್ತು ಒಂದಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ ಆದ್ರಿಂದಾಗೆ ಸೂರ್ಯ ಪಂಚಾಂಗ ನೋಡಿ ಹುಟ್ಟೋದಿಲ್ಲ, ಆಚಾರ್ಯ ಪುಸ್ತಕ ನೋಡಿ ಮಾತಾಡ್ತಿರ್ಲಿಲ್ಲ, ಆಶ್ಚರ್ಯ ಅವರಷ್ಟು ಪುಸ್ತಕ ಯಾರು ಇಟ್ಟಿರ್ಲಿಲ್ಲ ಅಂದ್ಕೊಳ್ಬೇಕು. ಆಚಾರ ಪುಸ್ತಕ ನೋಡಿ ಮಾತ್ರ ಪುಸ್ತಕ ಮಾತ್ರ ಇಟ್ಟಿದ್ದಾವೆ, ಅದಕ್ಕೆ ಶಿಷ್ಯರಿಗೆ ತೋರ್ಸಕ್ಕೆ ಬೇಕೇ ಬೇಕು ಅಂತ ಹೇಳಿ ಹೈಗ್ರೀನವ್ರ ಕೈಯಲ್ಲಿ ಪುಸ್ತಕ ಇದೆ, ಅದಕ್ಕೆ ಅವರಿಗೆ ಬೇಕು ಅಂತಲ್ಲ, ಪುಸ್ತಕ ಹಿಡಿದು ಓದಿರಿ ಅಂತ ನಮಗೆ ಹೇಳೋದಕ್ಕೋಸ್ಕರ. ಈ ಹಿನ್ನೆಲೆಯಲ್ಲಿ ಆ ಲೈಬ್ರರಿನ ಹಾಸ್ಪಿಟಲ್ ಆಚಾರ್ಯ ಏನ್ ಮಾಡಿದ್ರು, ಪುಸ್ತಕ ಇಲ್ಲಿದ್ದಾಗ ಯಾಕೋ, ಪುಸ್ತಕ ಇದ್ರೂ ಆಯ್ತಾ ಪುಸ್ತಕ ಇಲ್ಲೂ ಹೋದ್ರು ಅಷ್ಟೇ, ಅದ್ಭುತವಾದ ಪ್ರವಚನವನ್ನು ಮಾಡಿ ಅದೇ ತತ್ವೋದ್ಯೋತವಾಯಿತು ಅಂತ ಹೇಳಿದ್ದೆ. ಅದೇ ತದ್ಯುವತ್ತೋ ಭಿನ್ನ ಮೃತತ್ವ ಅಂತ ಶುರು ಮಾಡಿಬಿಟ್ಟು ಅಪೂರ್ವವಾದ ರೀತಿಯಲ್ಲಿ ಆಚಾರ್ಯ ಮಾಡಿದ ಪ್ರವಚನ ಹಾಗೆ ದಾಖಲಾಯಿತು. ಪ್ರವಚನ ರೆಕಾರ್ಡ್ ಮಾಡೋ ಪದ್ಧತಿ ತಂದಿದ್ದು ಆಚಾರ್ಯ ಇಲ್ಲತ್ತೆ, ಪ್ರವಚನ ರೆಕಾರ್ಡ್ ಅನ್ನು ನೋಡ್ತಿದ್ದೇವೆ ಅಲ್ಲಿಗೆ ಫಸ್ಟ್ ಮಾಡಿಸೋ ರೆಕಾರ್ಡ್ ಆಚಾರ್ಯ ಮಾಡಿಸಿದ್ದಾರಲ್ಲ, ಇವತ್ತಿಗೂ ತತ್ವೋದ್ಯೋತ ಇತ್ತು ಟೀಕಾ ಬರೀತಾ ಇದ್ದೆ. ಆಮೇಲೆ ವಿಷ್ಣು ತತ್ವ ನಿರ್ಣಯ ಅದಂತೂ ಅರ್ಜುನ ಅಂತ ಕರೆದು ಬಿಟ್ಟಿದ್ದ. ಏಕಾಕಿ ಕಿಲ ಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ಒಬ್ಬ ಅರ್ಜುನ ಉತ್ತರ ಗೋಗ್ರಹಣದ ಕಾಲಕ್ಕೆ ಅಷ್ಟು ಜನಗಳನ್ನು ಹೇಗೆ ಮೆಟ್ಟಿ ನಿಂತರಲ್ಲ, ಒಂದು ತತ್ವ ನಿರ್ಣಯ ಓದಿಬಿಡಿ ನೀವು, ನಿಜವಾಗ್ಲೂ ಸೋಲೇ ಬರೋದಿಲ್ಲ ಅಂತ ಹೇಳಿದ. ಎಂಥ ವಾದ್ಯ ಬಂದರೂ ಸೋಲು ಬರೋದಿಲ್ಲ, ಯಾರು ಬರ್ಬೋದು ನಿಮಗೆ? ಚಾರ್ವಾಕರಂತೆ ಶುರುವಾದ ಎಲ್ಲ ಖಂಡನೆ ಮಾಡ್ತಾ ಇರೋದು ಆಚಾರ್ಯರು. ಎಷ್ಟತವು ನಾಭಿಮತವು ನಾಥವು ಸಮಯಿ ಸಮಯ ಪ್ರಯೋಜನ ಅಭಾವ ಇಷ್ಟು ಹೇಳಿಬಿಟ್ಟು ಖಂಡನೆ ಮಾಡ್ತಾ ಹೋಗ್ತಾ ಹೋಗ್ತಾರೆ. ಚಾರ್ವಾಕ ಹೋಗ್ತಾರೆ, ಅವನು ಹೋಗ್ತಾರೆ, ಇವರು ಹೋಗ್ತಾರಲ್ಲ, ನೆನಪಿರಲಿ, ಯಾವ ವಾದಿಗಳು ಎದುರಿಗಿಲ್ಲ, ನಮ್ಮೊಳಗೆ ಇದ್ದಾರೆ ಅಂತ ಹೇಳಿದ. ಚಾರ್ವಾಕ ನಮ್ಮೊಳಗೆ ಇರ್ತೇವೆ ಬೇಡ, ಹೇಳ್ಬೇಕಾದ್ರೆ ಚಾರ್ವಾಕ ಯಾರಿದ್ದೆ ನೋಡಿ ಆರಾಮ ಹರಿಕೋಬಿಡೋಣ ಅಂತಂದ್ರೆ ಚಾರ್ವಾಕ ಬುದ್ಧಿ ತೋರ್ಕೊಂಡು ಮರ್ಕೊಂಡ್ಬಿಡ್ತಾನೆ. ಅಷ್ಟ ಚಳಿ ಇರುತ್ತೆ, ಚಾರ್ವಾಕಾದ್ರೆ ಚಾರ್ವಾಕನೇ, ದೇವರಿಲ್ಲ ದಂಡ್ರಿಲ್ಲ. ಆಮೇಲೆ ನಿಜದ ಆರೋಪ ಬರ್ತಾನೆ, ತಾನೇ ಕಾಗಿಸ್ತಾರೆ, ಅದ್ವೈತಿಯಾಗ ನಾನೇ ದೇವರು ತಿಳ್ಕೊಂಡಾಗಲ್ಲ, ದೇವರ ಅಭಿಷೇಕರ ತಾನೇ ಕುಡಿದು ಬಿಡ್ತಾನೆ ಅಂತ ಹೇಳಿದ್ರೆ ಕಥೆ ಮುಗಿತು. ನಮ್ಮ ಜೀವನದ ಎಲ್ಲ ಇದೆ, ಬರೀ ಕರ್ಮಾಚರಣೆ ಮಾಡ್ತಾರೆ, ಮೀಮಾಂಸಕರಾಗಿಬಿಡ್ತಾನಾಗ ಮೀಮಾಂಸಕರಾಗ್ತಾನೆ. ಇದೇ ರೀತಿ ಯೋಚನೆ ಮಾಡ್ತಾ ನಮ್ಮ ಜೀವನದಲ್ಲಿ 24 ಎಲ್ಲ ಮಾತು ಒಂದು ದಿವಸ ಬರುತ್ತೆ ನಮ್ಮ ಜೀವನದಲ್ಲಿ, ಅದೆಲ್ಲ ಖಂಡನೆ ಆಗ್ಬೇಕಾಗ ಅದೆಷ್ಟು ಖಂಡನೆ. ಯಾವಾಗ ತತ್ವ ನಿರ್ಣಯ ಓದಿಬಿಡಿ, ಯೋಚನೆ ಇಲ್ಲ. ಯಾರೇ ವೇದ ಓದ್ತಾರೆ ಈ ಕಾಲಕ್ಕೆ, ಯಾರು ವೇದ ಓದ್ತಾರೆ ಹೇಳಬೇಡಿ. ಅಪೌರುಷೇಯತ್ವ ವೇದಶ್ಯ, ವೇದಗಳು ಅಪೌರುಷೇಯ. ಈ ಮಾತನ್ನು ತುಂಬಾ ಜನ ಮತಾಚಾರ ರೂಪಿದ್ರು, ಸಮರ್ಥನೆ ಮಾಡಿದ ಆಚಾರ ಒಬ್ಬರೇ. ಇವತ್ತು ಯಾವುದೇ ಅದ್ವೈತ ಭಾಷೆಯಲ್ಲಿ ಮಾಯ ವೇದಾಪುರುಷ ಸಮರ್ಥನೆ ತೋರಿಸಿ ನೋಡೋಣಂತೆ ಸಿಗೋದಿಲ್ಲ. ವೇದಾಪುರುಷತ್ವವನ್ನು ಸಮರ್ಥವಾಗಿ ತಿಳಿಸಿದ ಆಚಾರ ಒಬ್ಬರೇ. ವೇದ ಒಪ್ಪೋದು ಬೇರೆ, ಪ್ರೂವ್ ಮಾಡೋದು ಬೇರೆ. ಆಚಾರ್ಯ ಎರಡು ರೀತಿ ಪ್ರೂವ್ ಮಾಡ್ತಾರೆ, ಒಂದು ವಾಕ್ಯಾರ್ಥದಲ್ಲಿ ಪ್ರೂವ್ ಮಾಡ್ತಾ ಹೋಗ್ತಾರೆ, ಯಾತಕ್ಕೆ ಅಂತ ಹೇಳ್ತಾ ಇದಿಷ್ಟು ಕಾರಣ ಕೊಟ್ಟುಬಿಟ್ಟು ವೇದಗಳು ಅಪೌರುಷೇಯವಾಗಿದೆ ಅಂಥೇಳಿ ಅಪೌರುಷೇಯತ್ವಂಚ ಸ್ವತಏವ ಸಿದ್ಧಂ ಪ್ರೂವ್ ಮಾಡ್ತಾರೆ. ಇನ್ನು ವಾಕ್ಯಾರ್ಥ ಮಾಡೋದ್ರೆ ಅನುಕೂಲ ಆಯಿತು. ಹುಡುಗ ಯಾರು ಗೊತ್ತಾಗ್ಬೇಕು, ಗೋಮತಿ ತೀರಕ್ಕೆ ಆಚಾರ್ಯ ಹೋಗಿದ್ದು, ಒಬ್ರು ಬಂದ ಆಚಾರ್ಯ ವೇದಗಳು ಏನು ಪ್ರಯೋಜನ ಇಲ್ಲ, ಹೇಳಿದ ಕೆಲಸ ಆಗೋದಿಲ್ಲ, ನಮ್ಮ ಜನಕ್ಕೆ ಕನೆಕ್ಷನ್ ಸರಿಯಾಗಿದೆ ಅಲ್ಲಿ ಅಂತೇಳಿ ಎಕ್ಸ್ಪರ್ಟ್ ಮಾಡೋದು ಬೇರೆ, ನಮಗದೆಲ್ಲ ಗೊತ್ತಾಗಲ್ಲ, ಸ್ವಿಚ್ ಹಾಕಿದ್ರೆ ಬಂದ್ರೆ ಕನೆಕ್ಟ್ ಇದೆ ಅಂತ. ನಾವು ಒಳಗೆ ಕನೆಕ್ಷನ್ ನೋಡೋದಿಲ್ಲ, ಸ್ವಿಚ್ ಹಾಕಿ ನೋಡ್ತೇವೆ ಅಷ್ಟೇ, ಸಾಮಾನ್ಯರಿಗೆ ಗೊತ್ತಾಗೋದು ಅಷ್ಟೇ. ಇವತ್ತು ವೇದದಲ್ಲಿ ಹೇಳಿದ್ದು ನಡೆದರೆ ವೇದ ಪ್ರಮಾಣ, ನಡೆದವರ ಪ್ರಮಾಣ ಅಲ್ಲ ಅಂತ ಹೇಳಿದೆ, ಅಷ್ಟೇ ನಡೀತಾ ಇಲ್ಲ ಅಂತ ಹೇಳಿದವರು. ನೋಡಿ ಹೇಳ್ತಿದ್ದೆ ಎಷ್ಟು ದಿವಸ ಆಯ್ತು ನಡೀತಿದ್ದೇನೆ, ಯಾವ ಔಷಧಿ ಆ ಸೂಕ್ತಕ್ಕೆ ಏನು ಪ್ರಯೋಜನನೇ ಕಂಡಿಲ್ಲ. ಅದಕ್ಕೆ ಉನ್ಮತ್ತ ಪ್ರಲಭಿತವನ್ ನತದ್ಧಿಮಾನ್ ಪುಚ್ಚನವಾದ ವೇದಗಳು ಅಂತ ಹೇಳಿ ಆಚಾರ್ಯ ಏನ್ ಮಾಡಬಹುದು, ಅವ್ರಿಗೆ ತಿಳಿದ ಬುದ್ಧಿ ಇಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ, ಬುದ್ಧಿಯಲ್ಲಿ ವಾಕ್ಯ ಅರ್ಥ ಮಾಡಿ ಕೊಡೋದಿಲ್ಲ ಅವರಿಗೆ. ಅಂಥವ್ರು ಯಾರು ಉತ್ತರ ಕೊಡಬೇಕು, ನಾವಾದ್ರೆ ವೈಭವ ಎಂದು ಕಳಿಸ್ಬಿಡ್ಬೋದು ಅಷ್ಟೇ, ಇಲ್ಲ ತೋರಿಸ್ತೇನೆ ಅಂತ ಹೇಳ್ತಾರೆ. ನೀವು ತೋರಿಸ್ಬೇಕಾದಲ್ಲ ಈಗ ಕೊಡು ಅಂತ ಹೇಳಿದ್ರು, ಹೇಳಿದ್ರು ಅವ್ರು ಎದುರಿಗೆ ಹೇಳ್ತಿದ್ದಾರೆ. ಅವ್ರು ಹೇಳಿ ಮುಗಿಯ ಹೊತ್ತಿಗೆ ಅಂಕುರ ಬಂದ್ರೆ ಸಾಕಾಗಿತ್ತು, ಅದಕ್ಕೆ ಅಂಕುರ ಅಷ್ಟೇ, ಅಂಕುರ ಬರಲಿಲ್ಲ, ಅಂಕುರ ಬೆಳೆದು ಮರ ಗಿಡ ಬೆಳೆದು ಅದ್ರ ಕಾಳು ಬಿಟ್ಟು ತಗೊಳ್ಳಯ್ಯ ಅಂತ ಕಾಳು ಕೊಟ್ಟರಂತ ಕ್ಷಣಕ್ಕೆ. ಈ ಕಥೆ ಕೇಳಿದಾಗ ಎಷ್ಟು ವೇದಪುರು ಈ ರೀತಿ ಯಾರು ಸಮರ್ಥನೆ ಮಾಡಿದ್ದಾರ, ಸಾಧ್ಯನೇ ಇಲ್ಲ. ಅಂದ್ರೆ ಪ್ರತ್ಯಕ್ಷವಾಗಿ ತೋರಿಸಿದ್ರು, ವಾದದಿಂದನೂ ತೋರಿಸ್ಕೊಡ್ತಾರೆ ಆಚಾರ್ಯ. ಆ ತತ್ವ ನಿರ್ಣಯದ ಪ್ರಾಕ್ಟಿಕಲ್ ಭಾಗನೇ ಆಚಾರ ಮಾಡ್ಕೊಳ್ಸೋದು ಭಾಗ, ಅರ್ಥ ಮಾಡಿಕೊಂಡು ವೇದಗಳು ಪ್ರಮಾಣ ಇಷ್ಟು ತಿಳ್ಕೊಂಡ್ಮೇಲೆ ಎಣ್ಣೆ ವೇದ ಓದಕ್ಕೆ ಹೋಗೋದು ಬಿಟ್ಟುಬಿಡಿ, ಗಾಯತ್ರಿ ಹೇಳಿದ್ರೆ ಶುರು ಮಾಡಿದ್ರೆ ಸಾಕು. ವೇದಗಳು ಪ್ರಮಾಣ ಅಂತ ಹೇಳಿದ ಮೇಲೆ ವೇದ ಮಾತ ಅಥವಾ ಗಾಯತ್ರಿ, ಯಾರು ಸಂಧ್ಯಾವನ್ನೇ ಮಾಡೋದಿಲ್ಲ, ವೇದಗಳು ಅಪ್ರಮಾಣ ಅಂತ ಹೇಳಿದ ಲೆಕ್ಕ ನೆನಪಿರಬೇಕು. ವೇದಗಳು ಅಪ್ರಮಾಣ ಹೇಳಿದಂತೆ ಲೆಕ್ಕ, ಗಾಯತ್ರಿ ಮಂತ್ರ ಒಂದು ಹೇಳಿಬಿಡಿ, ಸಮಸ್ತ ಶಾಸ್ತ್ರ ಪಾರಾಯಣ ಮಾಡಿದ ಫಲ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಗಾಯತ್ರಿಯ ವೈಭವವನ್ನು ಆಚಾರ ತೋರಿಸ್ತಾ ಅನೇಕ ಕೆಲಸ ಮಾಡ್ತಾ ಇದ್ದಾರೆ. ತತ್ವನಿರ್ಣಯದಲ್ಲಿ ಎಂಥೆಂಥ ಆರ್ಗ್ಯುಮೆಂಟ್ಸ್ ಕೊಡ್ತಾರೆ ಆಚಾರ ನೋಡಬೇಕು. ಪರಮಾಶ್ಚರ್ಯವಾದ ಜಗತ್ತು ಸುಳ್ಳು, ಜಗತ್ತು ಸುಳ್ಳು ಅಂತ ಹೇಳ್ತಾರಲ್ಲ ಆಚಾರ ಹೇಳ್ತಾರೆ, ಜಗತ್ತು ಸುಳ್ಳು ಅಂತ ಹೇಳಬೇಡಿ, ಎರಡು ಜಗ ಸತ್ಯ ಅಂತ ಒಪ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಎರಡು ಜಗ ಸತ್ಯ ಅಂತ ಒಪ್ಕೋಬೇಕಾದ ಗೊತ್ತಾಯ್ತು, ಸತ್ಯ ಅಂತ ಒಪ್ಕೋಬೇಡಿ, ಭಾರಿ ಸಿಂಪಲ್ ಅಂತ ಹೇಳ್ತಾರೆ. ಜಗತ್ ಸತ್ಯ ಅಂತ ಒಪ್ಬೇಕಾದ್ರೆ ಭಾರಿ ಸಿಂಪಲ್, ಜಗತ್ ಸತ್ಯ ಅಷ್ಟೇ. ಜಗತ್ ಸುಳ್ಳು ಅಂತ ಒಪ್ಕೋಬೇಕಾದ್ರೆ ಏನಾಗಬೇಕು ಗೊತ್ತಾ ನಿಮಗೆ, ಇದು ಜಗತ್ತು ಅಂತ ತರಿಸ್ಬೇಕಾದ್ರೆ, ಇದು ಬೆಳ್ಳಿ ಅಂತ ತರಿಸ್ಬೇಕಾದ್ರೆ ಮತ್ತು ಬೆಳ್ಳಿ ನೋಡಿರ್ಬೇಕು, ಬೆಳ್ಳಿ ಇರಬೇಕು ಮತ್ತು ಬೆಳ್ಳಿ ಇರಬೇಕು ಒಂದು ಜಾಗ ಓದಬೇಕು. ಎರಡರಿಂದ ಹೋದ ಒಂದು ಸುಳ್ಳಾಗಲು ಸಾಧ್ಯ ಇಲ್ಲ. ಹಗ್ಗ ಸುಳ್ಳಾಗಬೇಕಾದ್ರೆ ಒಂದು ಹಗ್ಗ ಹಾವು ಅಂತ ತಿಳ್ಕೊಂಡ್ವಿ, ಒಂದು ಹಾ ನಿಜವಾದ ಹಾವು ಒಂದ್ ಕಡೆ ಇತ್ತು ಅದನ್ನ ನೋಡಿದ್ವಿ, ಹಗ್ಗ ಇತ್ತು ಅದನ್ನ ನೋಡಿದ್ವಿ, ಈಗ ಹಗ್ಗನ ಹಾವು ಅಂತ ತಿಳ್ಕೊಂಡ್ವಿ ಅಷ್ಟೇ. ಒಂದು ಹಗ್ಗ ಹಾವು ಅಂತ ತಿಳ್ಕೊಂಡು ಹಾವು ಸುಳ್ಳು ಅಂತ ಆಗ್ಬೇಕಾದ್ರೆ ಹಗ್ಗನೂ ಇರಬೇಕು ಹಾವು ಇರಬೇಕು, ಹೌದಲ್ಲ? ಗೊತ್ತು, ಒಂದು ಜಗತ್ ಸುಳ್ಳಾಗಬೇಕಾದ್ರೆ ಎರಡು ಜಗತ್ತು ಇರಬೇಕಾಗಿದ್ರೆ, ಒಂದು ನಿಜವಾದ ಜಗತ್ ಎರಡು ಇರಬೇಕು, ಒಂದು ಜಗತ್ ಸುಳ್ಳಾಗಬೇಕಾದ್ರೆ. ಅರ್ಥ ಆಯ್ತಾ? ಭ್ರಾಂತಿ ಕಲ್ಪಿತ ತ್ವೇಜ ಜಗತಃ ಸತ್ಯಂ ಜಗದ್ವಯಂ ಅಪೇಕ್ಷಿತಂ. ಅಂದ್ರೆ ನೀವು ಜಾಸ್ತಿ ನಮಗಿದ್ದ ದ್ವೈತಗಳಾಗಿಬಿಡ್ತೀರಿ ಅಂತ ಹೇಳ್ತಾರೆ. ನಮಗಿದ್ದ ಜಗತ್ ಸತ್ಯತ್ವ ಹೇಳ್ತಿದ್ದೀರಿ ಭಾರಿ ದೊಡ್ಡದು, ನೀವೆಲ್ಲ ಕೂಡ ಒಂದ್ ಜಗತ್ ಒಪ್ಕೊಂಡ್ಬಿಡಿ ಸಾಕು. ಅದಕ್ಕೆ ನಮ್ಮ ಪದ್ಧತಿ ಉಂಟು, ಸತ್ಯ ಹೇಳೋದು ಸುಲಭ, ಸುಳ್ಳು ಹೇಳೋದು ಕಷ್ಟ ಅಂತ. ಸುಳ್ಳು ಹೇಳೋದು ಬರ್ಕೊಂಡಿರ್ಬೋದು, ಒಬ್ಬರು ಒಂದು ಏನೋ ಹೇಳ್ಬಿಡ್ತಾರೆ, ಆಮೇಲೆ ಏನು ಹೇಳಿದ್ದೆ ಜ್ಞಾಪಕ ಮಾಡ್ಕೊಳ್ತಾರೆ. ಸತ್ಯ ಸಿಂಪಲ್, ಯಾವಾಗ ಹೇಳಿದ್ರು ಕೂಡ ಸತ್ಯ ಸರಳ, ಸತ್ಯ ನೇರ, ಸತ್ಯ ಸರಳ, ಸತ್ಯ ನಾವು ತಾರಕ. ಆದ್ರೆ ಸುಳ್ಳು ಎಲ್ಲಾನು ಡೇಂಜರ್, ಹೇಳೋದು ಕಷ್ಟ, ಮಾಡೋದು ಕಷ್ಟ, ಪರಿಣಾಮ ಅಂತೂ ಭಾರಿ ಕಷ್ಟ. ಸತ್ಯವನ್ನು ಹೇಳ್ತಾ ಆಚಾರ್ಯ ಎಷ್ಟು ಶ್ರೇಷ್ಠವಾದ ಸಿದ್ಧಾಂತ ಕೊಟ್ಟಿದ್ದಾರೆ. ಭ್ರಾಂತಿ ಕಲ್ಪಿತತ್ವ ಇದೆ ಜಗತಃ ಸತ್ಯಂ ಜಗದ್ವಯಂ ಅಪೇಕ್ಷಿತ. ಒಂದಿಷ್ಟು ಹೇಳೋದಾದ್ರೆ ವಿಶ್ವತ್ವದ ಅನೇಕ ಪ್ರಕರಣಗಳ ಸಂಗಮ. ಯಾತಕ್ಕೆ ದ್ವೈತ ಸರಿ ಅನ್ನೋದನ್ನ ಆಚಾರ್ಯ ಹ್ಯಾಕ್ ಪ್ರೂವ್ ಮಾಡ್ತಾರೆ. ಮೋಕ್ಷೋ ಹಿ ಪರಸರೋ ಪುರುಷಾರ್ಥೋತ್ತಮ. ಮೋಕ್ಷ ದೊಡ್ಡ ಪುರುಷಾರ್ಥ, ಸುಮ್ಮನೆ ಸರಳವಾದ ವಾಕ್ಯ. ಮೋಕ್ಷೋ ಹಿ ಸರ್ವ ಪುರುಷಾರ್ಥೋತ್ತಮ, ಅದು ವಿವರಣೆ. ಅನಿತ್ಯತ್ವ ಸದುಃಖತ್ವ ನ ಧರ್ಮಾದ್ಯಾ ಪರಂ ಸುಖಂ, ಮೋಕ್ಷ ಏವ ಪರಾನಂದ, ಸಂಸಾರೇ ಪರಿವರ್ತತಾಂ ಇತಿ ಭಾರತೆ. ಒಂದು ವಾಕ್ಯ ಉಳಿದ್ದೆ ಅವರು ತಮ್ಮ ವೇಗವೆಲ್ಲ ಕೂಡ ಅನಿತ್ಯತ್ವ ಸದುಃಖತ್ವ, ಬೇರೆ ಎಲ್ಲವೂ ಕೂಡ ಅನಿತ್ಯ ಮತ್ತು ಸದುಃಖ. ಎಲ್ಲ ಪದಾರ್ಥ ಖಂಡ ಪದಾರ್ಥಗಳಲ್ಲಿ ಎಂಥ ಚೇಪಿಷ್ಟ ಆಗಿರ್ಬೋದು, ಪ್ರವೇಶ ಆಗಿರ್ಬೋದು, ಏನೇ ಆಗಿರ್ಬೋದು, ಅನಿತ್ಯ ಮತ್ತು ಸದುಃಖ. ದುಃಖ ಇದೆ ಅವ್ರಿಗೆ, ದುಃಖ ಜಾಸ್ತಿ. ಈಗ ಗೊತ್ತಾಯ್ತು ಪ್ರೈವೇಟ್ ಸೀಕ್ರೆಟ್ ದುಃಖ ಎಷ್ಟು ಅಂದ್ರೆ, ಮನೆ ಕೆಲಸವರು ಆಸೆ, ಒಂದು ತಿಂಗಳಾದ್ರೆ ಸಂಬಳ ಬರುತ್ತೆ ಗ್ಯಾರಂಟಿ ತಿಳ್ಕೊಂಡಿರ್ಬಹುದು, ಯಾವಾಗ ಹೋಗ್ತಾರೋ ಗೊತ್ತಿರೋದಿಲ್ಲ. ಅನಿತ್ಯತ್ವ ಸದುಃಖತ್ವ ನಾ ಧರ್ಮಾದ್ಯ ಪರಂ ಸುಖ, ಧರ್ಮಾದಿಗಳು ಪರಸುಖ ಅಲ್ಲ, ಮೋಕ್ಷ ಏವ ಪರಾನಂದ. ಈ ಒಂದು ಮಾತು ತಲೆಯಲ್ಲಿ ಕೂತಿದ್ರೆ ಭೌತಿಕ ಪ್ರಪಂಚ ಹೋಗೋದೇ ಇಲ್ಲ. ಅನಿತ್ಯ ಅದು ಸದುಃಖ, ಅನಿತ್ಯ ಸದುಃಖ, ಇದೆರಡು ತಲೆ ಯಾವಾಗಲೂ ಕೂತಿರ್ಬೇಕು. ಮೋಕ್ಷನೇ ನಿತ್ಯ, ಇದು ಭಾರತ ಹೇಳ್ತಾ ಇದೆ. ಧರ್ಮಾರ್ಥ ಕಾಮ ಸರ್ವೇಪಿ ನ ನಿತ್ಯ ಮೋಕ್ಷ ಏವಹಿ ನಿತ್ಯಸ್ತಸ್ಮಾತ್ ತದರ್ಥಾಯ ಯಥೇತ ಮತಿಮಾನ್ ನರಹ ಇತಿ ಬಾಲ್ಯವೇಯ ಶ್ರುತಿ. ಇನ್ನೊಂದು ವಾಕ್ಯ, ಒಂದು ಶ್ರುತಿ, ಒಂದು ಸ್ಮೃತಿ. ಬಾಲ್ಯವೇ ಶ್ರುತಿ ಹೇಳ್ತಾ ಇದೆ, ಧರ್ಮಾದಿಗಳು ಸುಖ ಅಲ್ಲ. ಯಾವುದು ಸುಖ ಆಗಿದ್ರೆ? ಧರ್ಮಾರ್ಥ ಕಾಮಾಹ ಸರ್ವೇಪಿ ನ ನಿತ್ಯ ಮೋಕ್ಷ ಏವ ಹಿ ನಿತ್ಯ. ಅದಕ್ಕೆ ಪರಾನಂದ ತಸ್ಮಾತ್ ಮತಿಮಾನ್ ಯಥೇ ತದರ್ಥಾಯ ಯಥೇತ ಮತಿಮಾನ್ ನರಹ ಅಂತ ಹೇಳ್ತಾ, ಮೋಕ್ಷ ನಿತ್ಯ, ಬುದ್ಧಿವಂತನಾದವನು ನಿತ್ಯ ಲೋಕ ಪ್ರಯತ್ನ ಪಡಬೇಕು. ನಮ್ಮಲ್ಲಿ ಅರ್ಥ ಆಗುತ್ತೆ, ಟೆಂಪರರಿ ಜಾಬ್ ಬೇರೆ, ಪರ್ಮನೆಂಟ್ ಜಾಬ್ ಬೇರೆ. ಟೆಂಪರರಿ ಜಾಬಲ್ಲಿ ಇರ್ತಾನೆ, ಯಾರು ಕೆಲಸ ಸಿಗ್ತಾ ಅಂತ ಕೇಳಿ ಸಿಕ್ಕಿಲ್ಲ ಅಂತ. ಟೆಂಪರರಿ ಇರ್ತಾನೆ ಸಿಕ್ಕಿಲ್ಲ ಅಂತ ಹೇಳ್ತಾನೆ, ಅದಕ್ಕೆ ಯಾವಾಗ ಹೋಗ್ತಾ ಗೊತ್ತಿಲ್ಲ. ಪರ್ಮನೆಂಟ್ ಸಿಗೋವರಿಗೂ ಕೂಡ ಟೆಂಪರರಿಗೆ ಅರ್ಥ ಇಲ್ಲ. ಅದೇ ರೀತಿನೇ ಇವತ್ತು ಭೂಲೋಕದಲ್ಲಿ ಇದ್ದೇವೆ ಅಂತ ಕೇಳಿದ್ರೆ ಇದ್ದೇವಷ್ಟೇ, ನಿಜವಾಗಲಿರೋದಿಲ್ಲಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೇ ಸುಮ್ಮನೆ ಅಷ್ಟೇ. ಪರ್ಮನೆಂಟ್ ಜಾಬ್ ಯಾಕೆ ಟೆಂಪರರಿ ಯಾಕಪ್ಪ ಮಾಡ್ತೀನಿ ಅಂದ್ರೆ, ಪರ್ಮನೆಂಟ್ ಸಿಕ್ಕಿಲ್ಲ ಮಾಡ್ತೀವಿ ಅಷ್ಟೇ. ಪರ್ಮನೆಂಟ್ ಸಿಕ್ಕಮೇಲೆ ಟೆಂಪರರಿ ಯೋಚನೆ ಇರಬಾರ್ದು. ಇವತ್ತು ಆಚಾರ್ಯರು ಈ ಎರಡು ವಾಕ್ಯ ಹೇಳಿ ನಿಮಗೆ ಅನುಕೂಲ ಮಾಡಿದ್ದಾರೆ. ಒಂದು ಘಟ್ಟ ಹೋಗಿದೆ, ಅದೇ ಒಂದು ಪ್ರಕರಣ. ಇನ್ನೊಂದು ಪ್ರಕರಣ, ಹಾಗೆ ಮೋಕ್ಷ ಹೇಗೆ ಸಿಗುತ್ತೆ ಹೇಳ್ತಾರೆ. ಮೋಕ್ಷಸ್ಯ ವಿಷ್ಣು ಪ್ರಸಾದಾದೇವ ಲಭ್ಯತೆ, ಒಂದೇ ವಾಕ್ಯ, ವಿಷ್ಣು ಪ್ರಸಾದದಿಂದನೇ ಮೋಕ್ಷ. ಯಸ್ಯ ಪ್ರಸಾದ ಪರಮಾರ್ಥಿ ರೂಪ ಅಸ್ಮಾತ್ ಸಂಸಾರ ಮುಚ್ಚತೆ ನಾಪರೇಣ. ನಾರಾಯಣೋಸೌ ಪರಮೋ ವಿಚಿತ್ಯ ಮುಮುಕ್ಷುಭಿಃ ಕರ್ಮಪಾಶ ಅಮುಷ್ಮಾತ್ ಇತಿ ನಾರಾಯಣ ಶ್ರುತಿ. ನಾರಾಯಣ ಶ್ರುತಿಯನ್ನು ಕೋಟ್ ಮಾಡ್ತಾರೆ. ಮೋಕ್ಷದಿಂದ ಮೋಕ್ಷ ಸಿಗಬೇಕು ದೇವರ ಅನುಗ್ರಹದಿಂದ, ಬೇರೆ ದಾರಿ ಇಲ್ಲ. ಪರ ಭತ್ಪ್ರಸಾದ ಪರಾಂ ಶಾಂತಿ ಮಚಿರೇ ನಾಧಿ ಗಚ್ಚತಿ, ದೇವರ ಅನುಗ್ರಹದಿಂದ ಮಾತ್ರ ಮೋಕ್ಷ ಆದ್ಮೇಲೆ ಅದು ಪ್ರಯತ್ನ ಪಡಬೇಕು. ಎರಡನೇ ಹಂತ ಇದೆ, ತುಂಬಾ ಆಧಾರಗಳು ಕೊಡ್ತಾರೆ. ಅಜ್ಞಾನ ಜ್ಞಾನದೋ ವಿಷ್ಣು, ಜ್ಞಾನಿನ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನ ಸೈ ವೈಕೋ ಜನಾರ್ದನ ಇತ್ಯಾದಿ ಆಧಾರಗಳನ್ನು ಕೊಟ್ಟು ನಿಮಗೆ ಮೋಕ್ಷ ಬೇಕು, ಮೋಕ್ಷ ಕೊಡೋದು ದೇವರು ಅಂತ ಗೊತ್ತಾಯ್ತು. ಇನ್ನು ಉಪಾಸನೆ ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ಮೋಕ್ಷ ಸುಮ್ಸುಮ್ನೆ ಕೊಟ್ಬಿಡ್ತಾ ಅನುಗ್ರಹ ಅನುಗ್ರಹ ಸುಮ್ಸುಮ್ನೆ ಮಾಡ್ತಾರ, ಅವನನ್ನ ಭಕ್ತಿಯಲ್ಲಿ ಮಾಡಿದಾಗ ಮಾಡ್ತಾರೆ, ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಅನುಗ್ರಹ ಮಾಡ್ತಾರೆ. ಭಕ್ತಿಗೆ ಏನು ಬೇಕೀಗ? ಗುಣೋತ್ಕರ್ಷ ಜ್ಞಾನ ಇರಬೇಕು, ಗುಣ ಅಪಕರ್ಷ ಜ್ಞಾನ ಇರಬೇಕು. ಭಕ್ತಿ ಮಾಡ್ಬೇಕಾದ್ರೆ ದೊಡ್ಡವರು ಅಂತ ಗೊತ್ತಾದ್ರೆ ಭಕ್ತಿ ಮಾಡ್ತೇವೋ, ಚಿಕ್ಕವರು ಅಂತ ಗೊತ್ತಾದ್ರೆ ಭಕ್ತಿ ಮಾಡ್ತೇವೋ ನಾವೀಗ? ದೊಡ್ಡವ್ರದ್ದು ಗೊತ್ತಾದ್ರೆ ಮಾಡ್ತೇವೆ. ದೊಡ್ಡವ್ರದ್ದು ಗೊತ್ತಾಗ್ಲಿಕ್ಕೆ ಏನ್ ಬೇಕದಕ್ಕೆ ಹೇಳ್ತಾರೆ, ಪ್ರೀತಿಷ್ಠ ಗುಣೋತ್ಕರ್ಷ ಜ್ಞಾತರಿ. ಯಾರು ಗುಣೋತ್ಕರ್ಷವನ್ನು ತಿಳ್ಕೊತಾರಲ್ಲ ಅವರಲ್ಲಿ ಪ್ರೀತಿ ಬರುತ್ತೆ, ಯಾರು ಕಡಿಮೆ ತಿಳ್ಕೊತಾರಲ್ಲ ಅವರಲ್ಲಿ ದ್ವೇಷ ಬರುತ್ತೆ. ಹೋಗಲ್ಲ, ದೇವರನ್ನ ಗುಣಗುಣ ಅಂತ ತಿಳ್ಕೊಂಡ್ರೆ ಭಕ್ತಿ ಬರುತ್ತೋ, ಅಥವಾ ದೋಷದ ನಿರ್ಗುಣ ಅಂತ ತಿಳ್ಕೊಂಡ್ರೆ ಭಕ್ತಿ ಬರುತ್ತೋ ಆಚಾರ್ಯ ಕೇಳ್ತಾರೆ. ಗುಣಪೂರ್ಣ ಅಂತ ತಿಳ್ಕೊಂಡ್ರೆ ನಿರ್ಗುಣ ಅಂತ ತಿಳ್ಕೊಂಡ್ರೆ ಭಕ್ತಿ ಬರುತ್ತೆ. ಹೌದಾ? ನಿರ್ಗುಣನ ಹೋಗಿ ಆಕಡೆ ತಗೊಂಡೋಗು ಅಂತ ಹೇಳಿ, ಸಗುಣನ ಕಾ ಅಂತ ಹೇಳ್ತಾರೆ. ಅದಕ್ಕೆ ಗುಣೋತ್ಕರ್ಷ ನಿರ್ಗುಣ ಬ್ರಹ್ಮನ ಕಾನ್ಸೆಪ್ಟ್ ಹೊರಟೋಯ್ತು. ಸರಿ ಬಿಡಿ, ಯಾರು ಮೋಕ್ಷಕ್ಕೆ ಯಾರ ಕೇಳೋಕೆ ಹೋಗ್ತಾರೆ, ಸಾಲ ಕೇಳೋದಕ್ಕೆ ಹೋಗ್ತಾರೆ? ಸ್ವಾಮಿ ನೀವು ಭಾರಿ ದೊಡ್ಡವರು, ನಾನು ಭಾರಿ ಸಣ್ಣವನು ಅಂತ ಹೇಳಿ ಲೋನ್ ಕೊಡ್ತಾರೋ, ನಾವಿಬ್ರು ಒಂದೇ ಅಂತ ಲೋನ್ ಕೊಡ್ತಾರೋ, ನಾವಿಬ್ರು ಒಂದೇ ಬಿಲ್ ಬೇಕು ಕೈ ಹಾಕಿಬಿಟ್ರೆ ಇನ್ನೊಬ್ರಿಗೆ ಕೊಡಬೇಡಿ ಅಂತ ಹೇಳಿ ಕಳಿಸ್ತಾರೆ, ತಾನು ಕೊಡೋದಿಲ್ಲಲ್ಲ, ಇವ್ನು ಒಳಗೆ ಹಾಕಿದೆ ಅಂತ ಹೇಳಿ. ಇವತ್ತು ಮೋಕ್ಷ ಸಣ್ಣ ಪುಟ್ಟ ಸಾಲ ಕೇಳಬೇಕಾದ್ರೆ ನಮಸ್ಕಾರ ಮಾಡಿ ಕೇಳ್ತಾರೆ, ಮೋಕ್ಷ ಕೇಳಬೇಕಾದ್ರೆ ಹ್ಯಾಕ್ ಕೇಳಬೇಕು ಲೆಕ್ಕ ಗೊತ್ತಾಯ್ತಾ? ಆದ್ರಿಂದ ಎಂದೂ ಕೂಡ ಘಾತ ಎಂತೆ ಈ ರಾಜಾನ ರಾಜಾಹಮಿತಿ ವದಂತ ದದಚಿತ ಸರ್ವಂ ಅಭಿಪ್ರೇತಂ ಗುಣೋತ್ಕರ್ಷಂ ವದತಃ. ರಾಜಾದಿಗಳು ನಾನೇ ರಾಜ ಅಂತ ಹೇಳಿದ್ರೆ ಬೇರೆ ಕಡೆಯಲ್ಲ ಅವನು ಅಂತ ಹೇಳಿದ್ರೆ ಕತೆ ಬಿಟ್ಟು ಸುದ್ದಿ ಬಂದು ಸಾಕು ತೆಗೆದಾಕ್ಬಿಡ್ತಾರೆ. ನೆಕ್ಸ್ಟ್ ಕ್ಯಾಂಡಿಡೇಟ್ ಸಿ ಎಂಗೆ ಪಿ ಎಂ ಅಂತ ಗೊತ್ತಾದ್ರೆ ದೂರ ಓಡಿಸ್ಬಿಡ್ತಾರೆ ಅವರು. ನೆಕ್ಸ್ಟ್ ಟ್ರೈ ಮಾಡ್ತಾರೆ ಅಂತ ಗೊತ್ತಾದ್ರೆ ಸಾಕು, ಅಂತ ಹೊತ್ತಲ್ಲಿ ನಾವು ಘೋಷಣೆ ಮಾಡಿ ಅಂಬರಂಬ್ರಾಸ್ತಿ ಅಂತ ಹೇಳಿದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ ಅಂತ ಅರ್ಥ ಮಾಡಿಕೊಂಡು ಸಿಂಪಲ್ ಲಾಜಿಕ್ ಹೇಳ್ತಾರೆ. ಸರಳವಾದ ಯುಕ್ತಿಗಳಿವೆಲ್ಲ ಕೂಡ ಇಷ್ಟೋದ ಕ್ಯಾರಿ ಕಷ್ಟ ಇದೆ, ನಿಮ್ಮ ಸಂಸ್ಕೃತ ಬರೋದಿಲ್ಲ. ಮಣಿಮಂಜರಿಗಿಂತ ಸುಲಭ ಅಂದ್ರೆ ಸರ್ವರು ನೆನಪಿಡಬೇಕು. ಆಚಾರ ಮಾತು ಅಂದ್ರೆ ಮಣಿಮಂಜರಿಗಿಂತ ಸುಲಭವಾದ ಗ್ರಂಥಗಳಲ್ಲಿ ಹುಡುಕಬೇಕಾದ್ರೆ ಆಚಾರ ಗ್ರಂಥ ಹುಡುಕಬೇಕು. ಮೋಕ್ಷ ವಿಷ್ಣು ಪ್ರಸಾದ ದೇವ ಲಭ್ಯತೆ, ಏನ್ ಕಷ್ಟ ಇದೆ? ಎಷ್ಟು ಸರಳ ಮಾತುಗಳು ಆಚಾರ್ಯರಾದ ತಾವು ನಿಜವಾಗ್ಲೂ ಭಾರತೀಯ ಪತಿ ಬರದಾಗಿ ಒಂದಷ್ಟು ಯಾರಿಗೂ ತಿಳಿಸಿದ್ರೆ ಯಾರು ಬರೀತೀನಿ ತಿಳ್ಬೇಕಾರೆ. ಆದ್ರೆ ಆಚೆ ಎಲ್ಲರಿಗೂ ತಿಳಿಬೇಕು ಅಂತ ಬರೀತಾ ಇದೆ. ತಿಳಿಸ್ಬೇಕು ಅನ್ನೋದು ಗುರುಗಳ ಒಂದು ಉದ್ದೇಶ. ತಿಳಿಯಾಗಿ ಹೇಳಿದ್ರೆ ಗುರುಗಳು, ತಿಳಿದ ಹೋದ ಹೇಳಿದ್ರೆ ಪಂಡಿತರು, ಅಷ್ಟೇ ಬರ್ತಾರೆ. ತಿಳಿದೇ ಹೋದ್ರೆ ಅವ್ರು ಬಾರಿ ಪಂಡಿತರು ತಿಳಿಯಲ್ಲ ಅಂತ ಹೇಳ್ಬಿಡ್ತಾರೆ. ತಿಳಿತೋದ್ರೆ ಗುರುಗಳು ಅಂತ ಹೇಳ್ತಾರೆ. ಒಂದು ಗುರುಗಳಾಗಿ ಆಚಾರನ ಕಾಣ್ತೇವೆ, ಬರೀ ಒಬ್ಬರಿ ಗುರುಗಳಲ್ಲ, ತ್ರೈಲೋಕ್ಯ ಆಚಾರ್ಯರು ಅಂತ ಆಚಾರ್ಯ ಹೆಸರು. ಮೂರು ಲೋಕದವರು ತಿಳಿಬೇಕು ಆ ರೀತಿ ಬರೆದಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ಪ್ರಕರಣ ಓದುವುದು ಅಂತ ಹೇಳಿದ್ರೆ ಒಳ್ಳೆ ಪರಮ ಪವಿತ್ರವಾದ ಕೆಲಸ, ನಮ್ಮ ಜೀವನ ಶುದ್ಧೀಕರಣ ಮಾಡಿಕೊಡತಕ್ಕಂಥ ಕೆಲಸ. ಆ ರೀತಿ ಆಚಾರ್ಯ ಬರೀತಾ ಇದೆ. ಇಷ್ಟು ಮಾತು ಹೇಳಿದ್ರೆ ಆಚಾರ ಮಾತು ಮೂರು ನಾಲ್ಕಷ್ಟೇ, ಉಳಿದೆಲ್ಲ ಕೊಟೇಶನ್ಸೇ. ಯಾತಿಗೆ ಸರ್ವ ಮೂಲ ಎಲ್ಲ ಮೂಲದಲ್ಲಿ ಬಂದಿದೆ, ನಾವೇನು ಹೇಳ್ತಾ ಇಲ್ಲ. ಆಚಾರ ಹೇಳಬೇಕಾಗಿದೆ ಎಲ್ಲ ಮೂಲದಲ್ಲಿ ಬಂದು ನಾವೇನು ಸ್ವಂತ ಹೇಳ್ತಾ ಇಲ್ಲ. ಉಳಿದವರೆಲ್ಲ ಸರ್ವ ನಿರ್ಮೂಲ, ಒಂದು ಕೊಟೇಶನ್ಸೇ ಇಲ್ಲ. ಅವ್ರು ಯಾತಕ್ಕೆ ಗೊತ್ತಾ? ಹೊಟ್ಟೆ ಹೊಡೆದಿದ್ದೆ ಹೊಡೆದಿದ್ದೆ. ಹಟ್ಟಿ ಮೂಲ ಹಾಕ್ಬೇಕು ಅದಕ್ಕೆ, ಟೆಕ್ಸ್ಟ್ ಬುಕ್ಗೆ ಮೂಲ ಬೇಕು, ಕಥೆ ಕಾದಂಬರಿ ಮೂಲ ಬೇಕಾಗಿದೆ. ಹೇಳಿ ಕೇಳಿ ಫಿಕ್ಷನ್ ಅಂತಾನೆ ಹೇಳಿದ್ರು, ಮತನೇ ಫಿಕ್ಷನ್ ಮಾಡಿದ್ರು ಬೇರೆಯವರು. ಆಚಾರ ಕಾವ್ಯನೂ ಫ್ಯಾಕ್ಟ್ ಫಿಲಾಸಫಿ ಮಾಡಿದ್ರೆ ಮಧ್ವಾಚಾರ್ಯ. ಅರ್ಥ ಮಾಡ್ಕೊಂಡ್ರೆ ದ್ವಾದಶಸ್ತೋತ್ರ ಕಾವ್ಯ ಹೈಯೆಸ್ಟ್ ಫಿಲಾಸಫಿ, ಅವ್ರ ಬ್ರಹ್ಮಸೂತ್ರ ಭಾಷೆ ಹೈಯೆಸ್ಟ್ ಫಿಕ್ಷನ್, ಸುಳ್ಳು ಫಿಕ್ಷನ್ ಅದು ಕೂಡ ಅಂತ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸರ್ವ ಮೂಲ ಗ್ರಂಥಗಳ ಬಗ್ಗೆ ಹೇಳ್ತಾರೆ. ನಮ್ಗೆ ಗೊತ್ತಿರಲಿ, ಆಚಾರ್ಯ ಒಂದು ಮಾತು, ನಾನು ಸ್ವಂತ ಹೇಳಿದೆ ಅನ್ಸ್ಕೊಳ್ಳೋ ಆಚಾರ್ಯ ಇಷ್ಟ ಇಲ್ಲ, ಎಲ್ಲ ವೇದವ್ಯಾಸ ಹೇಳಿದ್ದು ಅಂತ ಹೇಳಬೇಕಾಗಿದೆ. ಬಹುಶಃ ಇಂಥ ನ್ಯಾಯ ಜಗತ್ತಲ್ಲಿ ಮಗ ತಂದೆ ಸಲ್ಲಿಸೋದಿಲ್ಲ, ತಾನು ಕ್ಲೇಮ್ ಮಾಡ್ತಾನೆ ಅಪ್ಪನ ಬಿಲ್ಲೆತ್ತಿದ್ದಾನೆ ಬೇಕಾದ್ರೆ ಎಷ್ಟೋ ಮಕ್ಕಳು. ಆಚಾರ್ಯ ನಾನು ಸ್ವಂತ ಹೇಳಿ ಎಲ್ಲ ವೇದವ್ಯಾಸ ಹೇಳಿದ್ದ, ವೇದವ್ಯಾಸ ಹೇಳಿದ್ದನ್ನ ಹೇಳಿದ್ದೆ ಅನ್ಸ್ಕೊಳ್ಳೋದು ಮನಸ್ಸಿಲ್ಲ ಅವರು. ಅವ್ರು ಹೇಳಿದ್ದಾರೆ ಅಂದ್ರೆ ಖುಷಿ, ಅವ್ರು ಹೇಳಿಲ್ಲ ಅಂತ ಹೇಳಿದ್ರೆ ಭಾರಿ ಸಿಟ್ಟು. ಆಚಾರ್ಯ ಪ್ರತಿಯೊಂದು ತೋರಿಸ್ತಾರೆ, ಒಂದು ಸಾವಿರದವರಿಗೆ ವೇದವ್ಯಾಸ ಹೇಳಿದ್ದಾರೆ, ಅವ್ರು ಯಾಕೆ ಹೇಳಿದ್ರು ವೇದ ಕೋಟ್ ಮಾಡ್ತಾರೆ. ಶ್ರುತಿ ಸ್ಮೃತಿಗಳು ವ್ಯಂಜಯ ಸ್ಮೃತಿ ಮಧ್ವೋ ಅಚೋಭಿ ರಂಜಸ. ಆಚಾರ್ಯರ ಶೈಲಿ ಯೋಚನೆ ಮಾಡಿದರೆ ಎಲ್ಲವನ್ನು ಮೂಲದಲ್ಲೇ ತೋರಿಸ್ತಕ್ಕಂಥ ಒಂದು ಅತ್ಯದ್ಭುತವಾದ ಗುಣ ಅವರದ್ದು. ಪರಮ ಪ್ರಾಮಾಣಿಕ ಶಿರೋಮಣಿಗಳ ಆಚಾರ್ಯ. ಯಾತಕ್ಕೆ ಗೊತ್ತೇನು, ಸತ್ಯಲೋಕಾಧಿಪತಿಗಳು, ಪ್ರಮಾಣ ಕೊಡದೆ ಮಾತಾಡಬಾರ್ದು. ಸತ್ಯಲೋಕಾಧಿಪತಿ ಅಂತ ಪ್ರೂವ್ ಮಾಡಬೇಕಾದ್ರೆ ಆಚಾರ್ಯರು ಸರ್ವಮೂಲಗತನ್ನ ಪಡೆದಿದ್ದಾರೆ, ಓದಿಬಿಟ್ರೆ ಸಾಕು, ಆಗ ನಮಗೆ ನಿಜವಾದ ಸಂಕೋಚ ಆಗಬೇಕು. ಆ ರೀತಿ ಮಾತಾಡ್ತಾರೆ. ನಿಜವಾದ ಗುರುಗಳು ಅಂದ್ರೆ ಶ್ರೀಮಂತ ಆಚಾರ್ಯರೇ. ವಿಷ್ಣುತತ್ವಧಾರಣೆಯನ್ನು ಓದಬೇಕು, ಎಷ್ಟೆಷ್ಟು ವಿಷಯದ ಸುರಿಮಣೆ ಮಾಡ್ತಾರೆ, ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ತತ್ವೋದ್ಯೋತ ಆಗಿದೆ ಅಲ್ಲಿ ಹೇಳ್ತಾರೆ. ಪ್ರತ್ಯಕ್ಷ ಎಷ್ಟು ದೊಡ್ಡದು ಗೊತ್ತಾ? ನದೃಷ್ಟೇ ಬರವತ್ ಕಿಂಚಿತ್ ಪ್ರಮಾಣ. ಪ್ರತ್ಯಕ್ಷಕ್ಕಿಂತ ದೊಡ್ಡ ಪ್ರಮಾಣ ಮತ್ತೊಂದಿಲ್ಲ. ಈ ಭೌತಿಕ ಪ್ರಪಂಚ ನೋಡಬೇಕಾದ್ರೆ ಪ್ರತ್ಯಕ್ಷಕ್ಕಿಂತ ದೊಡ್ಡ ಪ್ರಮಾಣ ಯಾವುದೂ ಇಲ್ಲ. ಕಣ್ಣಿಗೆ ಕಂಡ ಮೇಲೆ ಅದು ಹೈಯೆಸ್ಟ್ ಅಂತ ಹೇಳಿ. ಇದು ಯಾರು ಯೋಚನೆ ಮಾಡಿದ್ದಿಲ್ಲ, ಪ್ರಮಾಣಗಳ ವ್ಯವಸ್ಥೆ ಹಾಗೆ ಮಾಡೋದು ಗೊತ್ತಿರಲಿ. ಪ್ರತ್ಯಕ್ಷ ದೊಡ್ಡದು ಅಂತ ಇಟ್ಕೊಳ್ಳೋದು, ಆಗಬೇಕು ಅಪ್ಲೈ ಮಾಡೋದು, ಆಮೇಲೆ ಆಗಮ ದೊಡ್ಡದು ಅಂದ್ರೆ ಪ್ರತ್ಯಕ್ಷಕ್ಕೆ ಅಪ್ಲೈ ಮಾಡೋದು. ಆಚಾರ್ಯ ಹೇಳ್ತಾರೆ ಅತೀಂದ್ರಿಯ ಪದಾರ್ಥದ ಬಗ್ಗೆ ಆಗಮ ಫೈನಲ್, ಈ ಲೌಕಿಕ ವಿಚಾರದ ಬಗ್ಗೆ ಭೌತಿಕದ ಬಗ್ಗೆ ಪ್ರತ್ಯಕ್ಷ ಫೈನಲ್. ಇದು ಉಪಜೀವಿ ಇದಕ್ಕೆ, ಉಪಜೀವಿ ಅದಕ್ಕೆ, ಉಪಜೀವಿ ಉಪಜೀವಕ, ಸಾವಕಾಶ ನಿರವಕಾಶ, ಪ್ರಬಲ ದುರ್ಬಲ, ಪ್ರಮಾಣಗಳ ವ್ಯವಸ್ಥೆ ಮಾಡಿ ಮಾಡಿ ಆಚಾರ್ಯ ಏನ್ ಮಾಡ್ತಾರೆ, ಎಲ್ಲರೂ ಗೊಂದಲ ಬರದಂತೆ ಮಾಡಿಬಿಡ್ತಾರೆ. ನಮಗೂ ಗೊತ್ತು, ದಾಸರ ಹೇಳ್ತಾರೆ, ಆಮೇಲೆ ಪುರಂದರದಾಸರ ಹೇಳ್ತಾರೆ, ವಿಜಯದಾಸರ ಹೇಳ್ತಾರೆ. ನಾವು ಒಂದು ಗೊತ್ತಿರಬೇಕು, ಎಲ್ಲ ದಾಸರು ಸರಿಯಾಗಿ ಹೇಳ್ತಾರೆ, ಮತ್ತೆ ತಿಳ್ಕೊಂಡಿರ್ಬೇಕು. ಎಲ್ಲ ಹರಿದಾಸರು ಸರಿಯಾಗಿ ಹೇಳ್ತಾರೆ, ಎಲ್ಲ ತ್ರಿಪುಣಿಕಾರರು ಸರಿಯಾಗಿ ಬರೀತಾರೆ. ಇದು ಈ ವಿಶ್ವಾಸ ನಾವು ಹೊಂದದೆ ಹೋದ್ರೆ ಜ್ಞಾ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರುನಂದನ ಅಂತ ಮಾತದು. ಆಚಾರ್ಯರು ಸಲ್ಲಿಸಿದ ಮತ್ತೊಂದು ದೊಡ್ಡ ನ್ಯಾಯ ಅಂದ್ರೆ ಯಾವ ಶಾಸ್ತ್ರಗಳಲ್ಲೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳ್ಬೇಕು. ಆಚಾರ್ಯ ಯಾವ ಶಾಸ್ತ್ರದಲ್ಲೂ ಭಿನ್ನಾಭಿಪ್ರಾಯ ಇಲ್ಲ. ಗೀತೆ, ಉಪನಿಷತ್ತು, ಸೂತ್ರ, ವೇದ ಯಾವುದು ಬೇಕಾದರೂ ಓದಿ, ಎಲ್ಲರಲ್ಲೂ ಕೂಡ ಏನಿದೆ ಅಂದ್ರೆ ಸಂಪೂರ್ಣ ಹೊಂದಾಣಿಕೆ ಇದೆ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹತತ್ವ ಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಆಚಾರ ಸಿದ್ಧಾಂತ ದೊಡ್ಡ ಇದು ದತ್ತು ಸಮನ್ವಯ ಅಥವಾ ಪ್ರತಿಯೊಂದು ಗ್ರಂಥಗಳಲ್ಲಿ ಹೊಂದಾಣಿಕೆ ಇದೆ ಅಂತ ಅರ್ಥ ಮಾಡ್ಕೊಂಡು ಈ ಮಾತು ಹೇಳಿದ್ರಿಂದ ನಮ್ಮ ಮತ್ತಲ್ಲಿ ಏನು ಬಂತು ಗೊತ್ತಾ? ಆಮೇಲೆ ಇಡೀ ಮಧ್ಯಮತದಲ್ಲಿ ಬದಲಾವಣೆ ಆಗಲೇ ಇಲ್ಲ ನೆನಪಿರಬೇಕು. ಮಧ್ಯಮತದಲ್ಲಿ ನೋ ಚೇಂಜ್. ಒಂದು ಬೌದ್ಧ ಮತಕ್ಕೆ ಹೋಗ್ರಿ, ಎರಡು ಗುಂಪು ಅಂತ ಹೀನಯಾನ ಮಹಾಯಾನ ಅಂತ ಹೇಳಿ, ಜೈನ ಮತಕ್ಕೆ ಹೋಗಿ ಶ್ವೇತಾಂಬರ ದಿಗಂಬರ ಹತ್ರ ಬಂತು, ಗೊತ್ತಾಯ್ತಾ? ಅದೇ ರೀತಿ ಸಾಂಖ್ಯರಲ್ಲಿ ಶ್ರೇಷ್ಠರ ಗಿರೀಶ್ವರ ಹತ್ರ ಬಂತು, ಅನಂತರ ನಿಮ್ಮ ಮೀಮಾಂಸಕರಿಗಳ ಮೂರು ಜನ ಬಂತು, ಭಾಟರು ಪ್ರಭಾಕರು ಮುರಾರೆ ತೃತೀಯಪ್ಪ ಅಂತ ಇನ್ನೊಬ್ಬ ಬಂದ, ಅದ್ವೈತರಿಗಳು ಎರಡು ಗುಂಪು ಗುರುನಾಥ ಸ್ಕೂಲ್ ಭಾವತಿ ಸ್ಕೂಲ್ ಅಂತ ಹೇಳಿ, ವಿಶಿಷ್ಟಾದ್ರು ಎರಡು ಗುಂಪು ತೆಂಗಲೆ ಒಣಗಲೆ ಅಂತ ಹೇಳಿ, ಒಂದೇ ಗುಂಪು ಇರೋ ಒಂದೇ ಮತ ಅಂದ್ರೆ ಮತ ಮತ ಒಂದೇ ಮಠಗಳು ಒಂದೇ ಭಾರಿ ಪರಿಚಯ ಆಗಿರೋದು ಹೊರತು ಬೇರೆ ನಮ್ಮಲ್ಲಿ ಮತದಲ್ಲೇ ಭೇದ ಇಲ್ಲ. ಅದಕ್ಕೆ ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತ. ಇಷ್ಟು ಕಾಮನ್ ಸೆನ್ಸ್ ಇದ್ರೂ ಸಾಕು ಮಧ್ವಮತನ್ನ
ಸಿದ್ಧಾಂತ.
ಮಠಗಳಿವೆ, ಮಠ ಭೇದ ಇದೆ, ಮತ ಭೇದ ಇಲ್ಲ, ಅದು ಭಾರಿ ವಿಶೇಷ. ಆ ದೃಷ್ಟಿಯಲ್ಲಿ ನಿಜವಾದ ಅರ್ಥದಲ್ಲಿ ಮತಗಳೆಲ್ಲ ಹೊಟ್ಟೆ ಜಾತಕ್ಕೆ ಒಂದೇ ಒಂದು ಬ್ರಾಂಚ್ ಇರುತ್ತೆ, ಬ್ರಾಂಚಸ್ ಬರುತ್ತೆ, ಗಲಾಟೆಗಲ್ಲ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾರೆ. ನೂರಾರು ಬ್ರಾಂಚ್ ಬಂದ್ಬಿಟ್ರೆ ಬ್ಯಾಂಕ್ ಭಾರಿ ದೊಡ್ಡದು ಅಂತ ಅರ್ಥ. ಯಾಕೆ ಸಾವಿರ ಬ್ರಾಂಚ್ ಇದೆ, ಎಷ್ಟು ದೊಡ್ಡ ಬ್ಯಾಂಕ್, ಒಂದೇ ಬ್ರಾಂಚ್ ಇದೆ ಅಂದ್ರೆ ಬೇಡದನ್ನ ಕಣ್ಣು ತಿಳ್ಕೊಂಡ್ಬಿಡ್ತಾರೆ. ಸಾವಿರ ಬ್ರಾಂಚ್ ಇದೆ, ಆದರೆ ಗಲಾಟೆ ಮಾಡಿದ ಎಲ್ಲ ಬ್ರಾಂಚ್ ಊರವರು ಶುರು ಮಾಡಿ ಬಂದಿದ್ದೆ ಆಗ್ತದೆ. ಇವತ್ತು ಮಠಗಳೆಲ್ಲ ಬ್ರಾಂಚಸ್ ಆಫ್ ದಿ ಸೇಮ್ ವೇದವ್ಯಾಸ ಟ್ರೀ, ವೇದವ್ಯಾಸ ಕೂಡ ಎಲ್ಲ ಮಠಗಳು ಬ್ರಾಂಚ್ ಅಂತ ತಿಳ್ಕೊಂಡ್ಬಿಟ್ರೆ ನಿಶ್ಚಿಂತಿಯಾಗಿರ್ಬೋದು. ಆ ದೃಷ್ಟಿಯಲ್ಲಿ ನಾನು ನಿಜವಾಗ್ಲೂ ನಮ್ಮ ಮತದ ವೈಭವ ತಿಳ್ಕೋಬೇಕು ಅಂತಿದ್ರೆ ನಾವು ಎಷ್ಟು ನಾವು ಕಾ ಸಣ್ಣವ್ರು ತಿಳ್ಕೊಡ್ತಾರೆ. ಸೀ ಸಾಮಾನ್ಯ ಕೃಂದಾಸ್ ಹೇಳಿದ್ದಾರೆ, ಹೋಗಿರ ಮಾನ್ಯ ಹಾಗಿದ್ರೆ ಜೈತೀರ್ಥ ಹೇಳಿದ್ರೆ ಮಾನ್ಯ, ಇನ್ನೊಂದು ರಸ್ತೆ ಮಾಡೋದಿಲ್ಲ. ಆ ಥರ ನಮ್ಮಲ್ಲಿ ಸಂಸ್ಕಾರ ಬಂದಿದೆ. ಇದು ಯೋಚನೆ ಮಾಡಿದರೆ ಮಧ್ವಮತವನ್ನು ಓದಬೇಕಾದರೆ ಗೊಂದಲವಿಲ್ಲದೆ ಇರ್ತಕ್ಕಂಥ ಮತ ಅಂದರೆ ಮಧ್ವಮತ. ಅದು ಸಿಗೋರಿಗೂ ನಮ್ಮ ಗೊಂದಲ, ಸಿಕ್ಕಮೇಲೆ ಗೊಂದಲ ಪರಿಹಾರ ಹೇಳ್ತಾರೆ. ಆನಂದ ಸಹಿ ಮಧ್ವಶಾಸ್ತ್ರ ಮಾಚರಣ ಕುಸಮಯ ಗ್ರಹಿ ಪುರ ಮೋಹ ಪೀತ ಲವಣೋದಕೋ ಮುಹುಹು ಪ್ರಾಕ್ಪಿಪಾಸು ಅಮೃತಂ ಪಿಬನ್ನಿವ. ಅಲ್ಲಿವರೆಗೂ ಉಪ್ಪು ನೀರು, ಆಮೇಲೆ ಸಿಹಿ ನೀರು ಸಿಕ್ಕಮೇಲೆ ಉಪ್ಪು ನೀರು ಹೋಗ್ಬಿಡುತ್ತೆ ಆ ಕಡೆಗೆ. ಇದರ ಮನಸ್ಸಲ್ಲಿ ಆಗ್ಬೇಕು. ಮುಂದೆ ಬಂದು ಶ್ರೀಮದ್ ಆಚಾರ್ಯರು ಈ ಕರ್ಮ ನಿರ್ಣಯದಲ್ಲಿ ಹೇಳ್ತಾರೆ, ಎಷ್ಟು ಸುಲಭವಾಗಿ ಕರ್ಮದ ಬಗ್ಗೆ ಬೆಳಕನ್ನು ಚೆಲ್ತಾರೆ ಆಚಾರ್ಯ. ಆಚಾರ್ಯರಿಗೆ ಕರ್ಮದ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ವಿದರೇ ಜನ ಶುರು ಮಾಡಿದ್ರು. ವಿದರೇ ವಿದ್ವಾಂಸರು ಕರ್ಮ ಅವನ ಧರ್ಮಸ್ಥಳ ಇದ್ದ ಕಾಲ ಅಲ್ಲ, ವಿದರೇ ಭಾರಿ ಪ್ರಧಾನವಾಗಿ ಜನಾರ್ದನ ದೇವರಿದ್ದಾರೆ. ಅಲ್ಲಿ ಗಲಾಟೆ ಮಾಡಿದ್ರು, ಆಚಾರ್ಯ ಏನು ಗೊತ್ತೇನೋ ಪರೀಕ್ಷೆ ಮಾಡಿದ್ರು. ಕೊನೆಗೆ ಇವರು ಮಿತಿಗಳು, ಇವರಿಗೆಲ್ಲ ಕರ್ಮದ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಪ್ರಶ್ನೆ ಕೇಳಿದ್ರು. ಕಷ್ಟ ಆಚಾರ ಉತ್ತರವನ್ನು ಅಲ್ಲಿ ಕರ್ಮ ನಿರ್ಣಯ ಅನ್ನ ಗ್ರಂಥವನ್ನ ಕಷ್ಟ ಆಚಾರ್ಯ ಬರೆಸಿದ್ರು. ಅಲ್ಲಿ ಅವ್ರ ಶಿಷ್ಯರು ಬರ್ಕೊಂಡ್ರೆ ಇಲ್ಲಿ ಆಚಾರ್ಯ ಸ್ವತಃ ಬರೆಸ್ತಾರೆ. ಸ್ಥೈರ್ಯಾರ್ಥಂ ಸಪದಿ ಲೇಖಯಾಮ ಬಹುವ ಕರ್ಮ ನಿರ್ಣಯ ಗ್ರಂಥವನ್ನು. ಕರ್ಮದ ಸ್ಥಾನದ ಬಗ್ಗೆ ತುಂಬಾ ಗಲಾಟೆ ಇತ್ತು. ಕರ್ಮ ದೊಡ್ಡದು, ಜ್ಞಾನ ದೊಡ್ಡದು. ಮೋಕ್ಷ ಕರ್ಮ ಸಾಧನೆಗಳು, ಜ್ಞಾನ ಸಾಧನೆಗಳು. ಕೆಲವರು ಕರ್ಮ, ಕೆಲವರು ಜ್ಞಾನ, ಕೆಲವರು ಎರಡೂ ಅಲ್ಲ, ಅದು ಬೇರೆ ಮೂರು ಗುಂಪು, ಎರಡೂ ಅಲ್ಲ ಅಂತ ಕೆಲವರು, ಕೆಲವರು ಎರಡೂ ಬೇಕು ಅಂತ ಕೆಲವರು. ಹೇಗೆ ವ್ಯವಸ್ಥೆ ಮಾಡಬೇಕಾಗಿದೆ ಯಾರಿಗೂ ಹೊಡೆಯಲಿಲ್ಲ. ಕೊನೆಗೆ ಅದ್ವೈತ ಮತ ಕೆಸರು ಮಾಡಿದ್ದಲ್ಲ, ಏನ್ ಮಾಡಿದ್ರು ಗೊತ್ತಾ? ಅವರು ಮುಮುಕ್ಷೋ ಕರ್ಮ ಸನ್ಯಾಸ ವಿಧಾನ ಮೋಕ್ಷವ ಕರ್ಮ ಬಿಟ್ಟಾಕ್ಬಿಡಿ ಅಂತ ಹೇಳಿದ್ರು. ಹೇಗೆ ಗೊತ್ತಾ? ಹರಸನ ಹೆಚ್ಚರಕ್ಕೆ ಬರಲಿಲ್ಲ, ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಹೆಚ್ಚರಕ್ಕೆ ಬರೀ ಭಾರಿ ಕಷ್ಟಪಟ್ಟು ಹೆಚ್ಚಿದ ಅಂಟಿಕೊಂಡ್ಬಿಟ್ಟು, ಮೊದಲು ಕೈಯ ಹೋಗ್ಲಿಲ್ಲ, ಆಮೇಲೆ ಅಂಟಿಬಿಡ್ಲಿಲ್ಲ, ಎರಡಾಯ್ತು. ಮೊದಲೊಂದು ಪ್ರಾಬ್ಲಮ್, ಆಮೇಲೊಂದು ಪ್ರಾಬ್ಲಮ್, ಹೇಗಾಗುತ್ತೆ ಅಂತ ಕೇಳಿದ. ಏನು ಉಪಾಯ ಅಂತ ಕೇಳಿದ್ರೆ ತಿನ್ನೋದು ಬಿಟ್ಟುಬಿಡು ಅಂತ ಹೇಳಿದ. ಏನ್ ಮಾಡ್ಬೇಕಿದೆ ಈ ರೀತಿ ಹೇಳೋದಾದ್ರೆ ಗಂಡಸಣ್ಣ ಯಾಕೆ ಕೊಡ್ತೀವಿ, ದೇವ್ರು ಯಾಕೆ ಕೊಡ್ತಿದ್ದೆ ಈ ಮಧ್ಯೆ? ಆ ಹುಷಾರಾಗಿರು, ಹಾಗೆಲ್ಲ ಮಾಡಬೇಡ, ಒಂದು ಕೆಲಸ ಮಾಡು. ಹಲಸ್ತಣ್ಣ ಹೆಚ್ಚು, ಅದಕ್ಕೆ ಚಾಕು ತಗೋ, ಕೈ ಬೂರ್ಲ ಕೈ ಕಲ್ ಕತ್ಕೋ, ಕೈ ಮುಡ್ಕೊಂಡ್ಬಿಡ್ಬೇಡ, ಚಾಕು ತಗೋ, ಆಮೇಲೆ ಹಾಗೆ ಬಿಟ್ಬೇಡ, ಅಂಟ ಹಾಕೊಂಡು ಮುಚ್ಚು. ಅದಕ್ಕೇನೆ ಆಗ ಹಲಸ್ತಣ್ಣ ಸಿಗುತ್ತೆ, ಆಗ ಹಲಸ್ತಣ್ಣ ಸಿಗುತ್ತೆ, ಇಲ್ಲದವರು ಸಿಗೋದಿಲ್ಲ. ಆಗ ತಿನ್ನಕ್ಕೆ ಬರುತ್ತಾರೆ. ಎಷ್ಟು ಸುಲಭ ಇದು, ಇಷ್ಟು ರುಚಿ ಕಳ್ಕೊಂಡ್ಬಿಡ್ತಿದ್ರೆ ಆಮೇಲೆ ಎಷ್ಟು ರುಚಿ ಕಳ್ಕೊಂಡ್ಬಿಡ್ತೀವಿ ನಾವೀಗ. ಪನಸಾದೀನ ಅಂತ ಆಚಾರ ಪನಸ ಹೆಸರು ಉಪಯೋಗಿಸ್ತಾರೆ. ಎಷ್ಟು ರುಚಿಯಾದ ಹಣ್ಣು ಕಳ್ಕೊಂಡ್ಬಿಡ್ತೀವಿ ನಾವೀಗ. ದೇವರ ದಯ, ನಿನ್ನ ಮೆಸೇಜ್ ಗೊತ್ತಾಯ್ತು ಅಂತ. ಅದೇ ರೀತಿನೇ ಇವತ್ತು ಕರ್ಮ ಹೇಗೆ ಗೊತ್ತಾ? ಫಲ ಕತ್ತರಿಸು, ಶಾಸ್ತ್ರ ತಗೊಂಡು ಶಾಸ್ತ್ರ ಇಟ್ಕೊಂಡು ಕರ್ಮ ಮಾಡೋದು ಮಾತ್ರ ಕಟ್ಟು ಮಾಡು. ಶಾಸ್ತ್ರ ತಗೊಂಡು ಉಪಯೋಗ ಮಾಡ್ಕೊಂಡು ಆಮೇಲೆ ಅಂಟಿಟ್ಟು ಭರ್ತಿ ಮಾಡಿಬಿಡು. ಅವಾಗ ಯೋಚನೆ ಇಲ್ಲ, ಮೊದಲು ಶಾಸ್ತ್ರ ಬೇಕು, ಆಮೇಲೆ ಭಕ್ತಿ ಬೇಕು. ಎರಡು ಇದು ಬಿಟ್ರೆ ಈ ಸಂಸಾರದ ಹಲಸಿನ ಹಣ್ಣು ಏನಾಗುತ್ತೆ ಅಂತ ಕೇಳಿದ್ರೆ ಋಷಿಯಾಗಿ ಮೋಕ್ಷ ಫಲ ಕೊಡುತ್ತೆ ಅಂತಕ್ಕಂಥ ಸಂದೇಶ ಕೊಟ್ಟವರು ಭಟ್ಟಾಚಾರ್ಯ. ಅದು ದೃಷ್ಟಾಂತ ಅಲ್ಲ, ಸಾಬರು ಕೊಡೋ ದೃಷ್ಟಾಂತ ಇದೆ. ಅಂಡರ್ಸ್ಟ್ಯಾಂಡಿಂಗ್ ದೃಷ್ಟಾಂತ ಸಾಬರೇ ಕೊಡ್ತಾ ಇರ್ತಾರೆ. ಯಾಕೆ ಇದ್ರ ಅಂಡರ್ಸ್ಟ್ಯಾಂಡಿಂಗ್ ಕಷ್ಟಕ್ಕೆ ಜನಕ್ಕೆ ಕಷ್ಟ ಆಗ್ತಾ ಬಿಡುತ್ತೆ. ಎಷ್ಟು ಸುಲಭ ಅಂಟು ಸಂಸಾರದ ಅಂಟು, ಸಂಸಾರದ ಅಂಟು ಅದನ್ನ ಬಿಡಬೇಕಾದ್ರೆ ಬಿಟ್ಟರೆ ಮೋಕ್ಷದಿಂದ ಸಂಸಾರ ಹಾಗಾಗತ್ತೆ ಗೊತ್ತಾಯ್ತಾ. ಮೋಕ್ಷಕ್ಕೆ ಸಂಸಾರ ಇಲ್ಲೇ ಕೂತ್ಬಿಡ್ತೀವಿ. ಪರೀಕ್ಷೆ ಡ್ರಾಪ್ ಔಟ್ ಆದರೆ ಕೋರ್ಸು ಇಲ್ಲ, ಕೆಲಸವೇ ಇಲ್ಲ, ನಿರುದ್ಯೋಗ ದನ ಕಾಯ್ಬೇಕಾಗುತ್ತೆ, ಸುಮ್ಮನೆ ಓದ್ರೆ ಫೇಲ್ ಆಗಿಬಿಡುತ್ತೆ. ಅದಕ್ಕೇನು ಮಾಡಬೇಕಾಗ, ಓದಿ ಬರೋದು ಹ್ಯಾಕ್ ಪಾಸ್ ಆಗಬೇಕು. ಇಲ್ಲಿ ಶಸ್ತ್ರನೂ ಬೇಕು, ಅಲ್ಲಿ ಅಂಟು ಬೇಕು. ಅಂಟು ಭಕ್ತಿಯ ಅಂಟು, ಅಂಬುವರ ಗ್ರಹಣ ಸೂತ್ರದಲ್ಲಿ ಹೇಳ್ತಾರೆ. ಅಂಬು ಅಂದ್ರೆ ನೀರು, ನೀರು ಅಂದ್ರೆ ಭಕ್ತಿಯ ಸಂಕೇತ. ಇದು ಅರ್ಥ ಮಾಡಿಕೊಂಡಾಗ ಮಧ್ವ ಸಿದ್ಧಾಂತ ಅನ್ನೋದು ಹಣ್ಣು ಈ ತಿಲ್ಲ ಕೇಳ್ಕೊಡ್ತು, ಅಲ್ಲಿ ಮೋಕ್ಷ ಫಲವನ್ನು ಅನುಭವಿಸ್ತಕ್ಕೆ ದಾರಿ ತೋರಿಸ್ತಾ ಇದೆ. ನನಗೆ ಆಶ್ಚರ್ಯವಾಗಿ ಇಂಥ ಮತ ಜನ ತಿಳ್ಕೊಂಡಿಲ್ಲ. ಯಾತಕ್ಕೆ ಆಶ್ಚರ್ಯ? ಹಿಂದುಳಿದು ಅದ್ವೈತ ಬೆರೀತಾ ಇದೆ ಎಲ್ಲ ಕಡೆಗಳು ಹಿಂದಿಯಲ್ಲಿ. ಯಾಕೆ ಅಂದ್ರೆ ಪ್ರಚಾರ ಆಗಲಿ ನೆನಪಿರಬೇಕು. ಗೊತ್ತೇನಾರು ಬದ್ಧವಾದ ಪ್ರಸಾರವಾದ್ರೆ ಯೋಗ್ಯರು ಯೋಗ್ಯರು ಬಿಟ್ಬಿಡಿ, ಅದು ಏನ್ ಮಾಡಿ ಕುರುಡನಿಗೆ ನೀವು ಸೂರ್ಯ ಬಂದರೂ ಕಾಣೋದಿಲ್ಲ, ಅವ್ರ ತಟ್ಟೆ ನಮಗೆ ಬೇಡ. ಯೋಗ್ಯರ ಮಾತ್ರ ಬದ್ಧಮತ ಕಿವಿಗೆ ಬಿದ್ದರೆ ಅದನ್ನು ಅನುಸರಣೆ ಮಾಡುತ್ತೆ, ಯಾವ ಮತ ಅನುಸರಣೆ ಮಾಡೋದಿಲ್ಲ ನೆನಪಿರಬೇಕು. ಆದ್ರೆ ನಿಮಗೆ ನಮ್ಮ ಮಕ್ಕಳಿಗೆ ತಿಳಿದಿಲ್ಲ ಅದು ದುಃಖ ಆಗ, ಅವರಿಗೆ ತಿಳಿದಿಲ್ಲ ಅಂತ ನಿಮಗೆ ದುಃಖ ಅಲ್ಲ, ಅವ್ರವ್ರ ಮನೆಯವರಿಗೆ ಗೊತ್ತಿಲ್ಲ. ಇವತ್ತಿನ ದಿವಸ ಬದ್ಧಮತ ಅಂತ ಒಂದಿದೆ ಅಂತ ಗೊತ್ತಿದ್ದರೆ ಇವ್ರ್ಯಾವ ಬಾಬಾನ ಹೊರಟಿದ್ರು? ಎಷ್ಟು ಎಷ್ಟೋರ್ ಮನೆಗಳಲ್ಲಿ ಬಾಬಾನ ಫುಲ್ ಸೈಜ್ ಫೋಟೋ ಬಂದಿದೆ, ಸಾಲಿಗ್ರಾಮ ಯಾವ ಸೈಜು ಇಲ್ಲ, ಅವನು ಫುಲ್ ಸೈಜ್. ಯಾತಕ್ಕೆ ಬದ್ಧ ಸಿದ್ಧಾಂತ ಹೇಳಿಲ್ಲ. ಸುಧಾ ಪಾಠ ಹೇಳಿದ್ರೆ ಪಾಠ ಅಲ್ಲ ನೆನಪಿರಬೇಕು. ತತ್ವ ಸಂಖ್ಯಾನು ಪಾಠ, ದ್ವಾದಶ ಸ್ತೋತ್ರ ಪಾಠ, ನಕಸ್ತುತಿ ಪಾಠ ನೆನಪಿರಬೇಕು. ಅಷ್ಟು ಹೇಳಿದ್ರೆ ಯಾರು ದಾರಿ ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಾ ಓದಿದ್ರೆ ಸುಧಾ ಬಿಟ್ಟರೆ ಇಲ್ಲ ಅಂತ ಆ ರೀತಿ ಆಗಬಾರ್ದು. ಸುಧಾ ಓದ ಪಿ ಯು ಸಿ ಓದಿದ್ರು ಸರ್, ಎಸ್ ಎಲ್ ಸಿ ಓದಿದ್ರು ಓದು, ಪಿ ಯು ಸಿನೂ ಓದು, ಡಿಗ್ರಿನೂ ಓದು, ಪಿ ಜಿನೂ ಓದು, ಪಿ ಎಚ್ ಡಿನೂ ಓದು, ಹೌದು ತಾನೆ? ನಾ ಹುಡುಗರು ಎ ಬಿ ಸಿ ಡಿ ಕೂಡ ಬರೋದಿಲ್ಲ, ಎಂಥ ಸ್ಥಿತಿ ಆಗುತ್ತೆ ಈಗ? ಹರಿದೇವ ಪರ ಅಂತ ಗೊತ್ತಿಲ್ಲದೆ ಹೋದ ಅದೆಂತ ಓದಾಗುತ್ತೆ? ಅದಕ್ಕೆ ಸಾವಿರ ವಿಜ್ಞಾಪನೆ ಮಾಡ್ಕೊತಾ ಇದೆ ಎಲ್ಲ ಮಕ್ಕಳಿಗೆ. ಸುಧಾ ಎಲ್ಲರ ಕುತ್ಕೊಂಡು ಹರಿರೇವ ಪರ ಅಂತ ರೀತಿಯಲ್ಲಿ ಹರಿ ಸರ್ವೋತ್ತಮ, ಅದೇನು ಇದಿಲ್ಲ, ಯಾವ ದೋಷಗಳಿಲ್ಲ. ಅದಕ್ಕಿಂತ ಹೇಳಿದ ಹೆಚ್ಚನ್ ಭಾರಿ ವಿಚಿತ್ರ ನಾಸ್ತಿಕರು, ಜ್ಯೋತಿಷ ಕಂಡಾಗಿ ದೇವ್ರ ಕಂಡ್ರೆ ಮೊದಲೇ ಆಗ್ತಿದ್ದಿಲ್ಲ. ಬ್ಯಾಕರ್ ಕಾಲೇಜ್ ಒಂದ್ಸರ್ತಿ ಯಾವುದು ಪ್ರವಚನ ಹೆಚ್ಚಿನ ನರಸಿಂಹಯ್ಯ ಒಂದು ಪ್ರವಚನ ಕಳಿಸಿದ್ರು, ಹೆಚ್ಚನ್ ಗೊತ್ತಲ್ಲ, ವ್ಯಕ್ತಿ ಒಳ್ಳೆ ಭಾರಿ ದುರಾಗ್ರಹ. ಒಂದ್ಸರ್ ಪ್ರವಚನ ಎಲ್ಲ ನಡೆದಿತ್ತು ಅವರ ಬಗ್ಗೆ, ಯಾವುದೋ ಕಳಿಸಿದ್ರು ಒಂದು ಸೂಪರ್ ನ್ಯಾಚುರಲ್ ಇವೆಂಟ್ಸ್ ಬಗ್ಗೆ ಒಂದು ಸೆಮಿನಾರ್ ಬಗ್ಗೆ ಕಳಿಸಿದ್ರು. ಎಲ್ಲ ಮುಗಿತು, ಅವಾಗೇನಾಯ್ತು, ಮನೆಗೆ ಒಬ್ರು ಯಾರು ಪ್ರಶ್ನೆ ಕೇಳಿದ್ರು, ಸಭೆ ಮುಗಿತು, ಹೇಳಬೇಕಷ್ಟೇನೆ, ಯಾರೋ ಒಬ್ಬ ಹೆಂಗಸು ಪ್ರಶ್ನೆ ಕೇಳಿದ್ರು, ಹೆಚ್ಚಿನ ನರಸಿಂಹನವರೇ ನಿಮಗೆ ದೇವ್ರ ಬಗ್ಗೆ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಅವ್ರು ನಗ್ತಾ ಇದ್ಬಿಟ್ರು, ಹೇಳಿದ್ದೇನಲ್ಲ ದೇವ್ರ ದುಡ್ಡೆಲ್ಲ ಸುಳ್ಳು ಇವನ್ನ ಹಾಕುದನ್ನು, ಯಾರು ನಂಬಲಿಸ್ತಾ ಇದ್ದಾರೆ ದೇವ್ರನ್ನ ಹಾಕಿಬಿಟ್ರು. ತಕ್ಷಣ ಸ್ವಲ್ಪ ಸಿಟ್ಟು ಬಂದ, ಒಂದು ನಿಮಿಷ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ದೇವರಂತೆ ಆಚಾರ್ಯ ಏನು ಹೇಳಿದ್ದಾರೆ ಅಂತೇಳಿ ಒಂದು 10 ನಿಮಿಷ ತಟ್ಟ ಎಂದಿದ್ರು. ಇಂಥ ದೇವ್ರು ನಾನು ಒಪ್ತೇನೆ ಅಂತ ಹೇಳಿದ್ರು. ಇಂಥ ದೇವ್ರು ಒಪ್ತೇನೆ ಯಾತಕ್ಕೆ ಕೇಳಿದ್ರು ಗೊತ್ತಾ? ನಾ ಕೇಳಿದ್ದೆಲ್ಲ ಕಮರ್ಷಿಯಲ್ ದೇವರುಗಳು, ದುಡ್ಡು ಕೊಟ್ಟರೆ ಪಡ್ಕೊಡೋದು, ಇವತ್ತು ನಾವೇ ವಾಸಿಯಲ್ಲಿ ಅನ್ಕೊಂಡ್ಬಿಟ್ಟಿದ್ದೆ. ನಾ ಹೇಳಿದ್ರು ಇಷ್ಟು ಸಹಿಸೋದು ಏನೋ ಕೊರತೆ ಇತ್ತು ನನಗೆ, ಇವತ್ತು ಸ್ವಾಧಾರ ಆಯ್ತು ಮನಸ್ಸಿಗೆ ಅಂತ ಹೇಳಿ. ಆಮೇಲೆ 5-6 ವರ್ಷ ಆಯ್ತು, ಒಂದ್ಸರಿ ತಂದು ದೇವರಿಲ್ಲ ಅಂತ ಹೇಳಿಲ್ಲ. ಆಮೇಲೆ ಫೋನ್ ಮಾಡ್ತಿದ್ರು ದೇವ್ರ ಬಗ್ಗೆ ಅಂತ ಹೇಳಿ, ಯಾಕೆ ತಿಳ್ಕೊಳಕ್ ಸಾಧ್ಯ ಅಂತ. ಅಂದ್ರೆ ಬದ್ಧಾಚಾರ್ಯ ದೇವ್ರು ಎಂಥವ್ರು ಹೇಳ್ತಾರೆ ಭಯ, ಒಬ್ಬ 10 ನಿಮಿಷಕ್ಕೆ ಒಬ್ಬನಿಗೆ ತಿಳಿತದೆ ಅಂತ ಕೇಳಿದರೆ ನಮ್ಮ ಮಕ್ಕಳು ಜನ್ಮ ಪೂರ್ತಿ ಬಿಡೋದು ಯಾಕೆ ತಿಳಿಯೋದಿಲ್ಲ? ಹೇಳೋ ವ್ಯವಸ್ಥೆ ಬಂದಿಲ್ಲ. ಅದೇ ಪದ್ಧತಿಯಾಗಿ ಒಂದು ಆಚಾರ್ಯರ ಬಗ್ಗೆ ಒಂದು ಸಕಾಲ ಉಪನಯನ ಮಾಡೋ ತಪ್ಪು ಸಂಖ್ಯೆ ಹೇಳ್ಕೊಟ್ಬಿಡಿ, ಅದು ಯಾವ ಕೆಟ್ಟದಾರಿ ಪ್ರಮಾಣ ಪದ್ಧತಿ ಹೇಳ್ಕೊಡಿ, ಫಸ್ಟ್ ರ್ಯಾಂಕ್ ಬರ್ತಾರೆ. ಪ್ರಮಾಣ ಪದ್ಧತಿ ಪ್ರಮಾಣಕ್ಕೆ ಮಕ್ಕಳು ಓದ್ಬಿಟ್ರು ಅಂತ ಕೇಳಿದ್ರೆ ಅವ್ರು ಎಲ್ಲಿ ಹೋದ್ರು ಫಸ್ಟ್ ರ್ಯಾಂಕ್ ಅಂತ ಕಡಿಮೆ ತಗೊಳ್ಳೋ ಚಾನ್ಸಸ್ ಇಲ್ಲ. ಯಾಕೆ ಹ್ಯಾಂಗ ಯೋಚನೆ ಮಾಡ್ಬೇಕು ಆಚಾರ್ಯ ಹೇಳ್ಕೊಡ್ತಾರೆ, ಚಿಂತನೆಯ ಕ್ರಮ ಹೇಳ್ಕೊಡ್ತಾರೆ ನಮಗೆ. ನಮ್ಮ ಸಿದ್ಧಾಂತ ಇಟ್ಕೊಂಡು ನಾವು ರಿಟೈರ್ ಆದ್ಮೇಲೆ ಪ್ರಮಾಣ ಪದ್ಧತಿ ಇದ್ಕೊಳಕ್ ಆಗಬಾರ್ದು, ಅದು ಅಂದಮೇಲೆ ಬಿಡಿ ಅಂತವ್ರು ಇದ್ದಾರೆ, ಹಾಗಾಗಬಾರ್ದು. ಆಚಾರ್ಯ ಸರ್ವ ಪ್ರಕರಣ ಒಂದು ಓದಿದ್ರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ದಶ ಪ್ರಕರಣಗಳು, ಆ ದಶೆ ಆದ್ರೆ ಪೂರ್ಣ ಅಂತ ಇನ್ನೊಂದು ಅರ್ಥ. ದಶೆ ಶಬ್ದ ಪೂರ್ಣ ಅಂತ ಕರೀತಾರೆ ಆಚಾರ್ಯ. 10 ಪ್ರಕರಣ ಬರೋದ್ರಲ್ಲ, ಪೂರ್ಣ ಪ್ರಕರಣ ಅಂತ. ನಮ್ಮ ಜೀವನದಲ್ಲಿ ಶಾಶ್ವತವಾದ ತಿಳುವಳಿಕೆ ಬರುತ್ತೆ, ಅದನ್ನೆಲ್ಲ ಪೂರ್ಣ ಓದ್ತಕ್ಕಂಥವ್ರು. ಇಂಥ ಕರುಣೆ ಯಾರು ತೋರಿಸ್ತಾರೆ ಕೇಳಿ? ಒಂದು ಪುಟದಲ್ಲಿ ಗ್ರಂಥ ಯಾರು ಬರೀತಾರ? ಆಚಾರ್ಯ ಒಂದೇ ಪುಟದಲ್ಲಿ ಬರೀತಾರೆ. ಫ್ರಾನ್ಸಿಸ್ ಬೇಕನ್ ಅಂತಿದ್ದಾರೆ, ಸರ್ ಫ್ರಾನ್ಸಿಸ್ ಬೇ ಹೇಳ್ತಾನೆ, ಯಾರು ಕಡಿಮೆ ಬರೀತಾರಲ್ಲ ಬಹಳ ದೊಡ್ಡ ಜ್ಞಾನಿಗಳು ಅಂತ ಹೇಳ್ತಾರೆ. ಕಡಿಮೆ ಬರೋ ದೊಡ್ಡ ಜ್ಞಾನಿಗಳು, ಮತ್ತೆ ತಿಳಿಯಬಾರ್ದ್ರೆ ದೊಡ್ಡ ಜ್ಞಾನಿಗಳು. ನಮ್ಮಲ್ಲಿ ಯಾರು ಜಾಸ್ತಿ ಬರಬೇಕು, ಯಾರಿಗೂ ತಿಳಿಬಾರ್ದು, ಇದಾಗಬಾರ್ದು. ಇವತ್ತು ಕಡಿಮೆ ಬರೀಬೇಕು, ಹೆಚ್ಚು ತಿಳಿಸ್ಬೇಕು. ಒಂದು ಪುಟ ತತ್ವ ಸಂಖ್ಯಾನ, ಒಂದು ಪುಟ ಮಾಯವಾದ ಕಾರಣ, ಒಂದೊಂದು ಪುಟ ಒಂದು ಯಾವುದೇ ಒಂದು ಲೆಟರ್ ಓದೋದಕ್ಕಿಂತ ಆಫೀಸ್ಗೆ ಲೆಟರ್ ಬರುತ್ತೆ, ಆ ಲೆಟರ್ ಓದೋಕ್ಕೆ ಸರ್ವಮೂಲ ಪ್ರಕರಣ ಓದಿ ಹಾಕಿ ಬಿಡುವುದಿಲ್ಲ. ಆದರೆ ಜೀವನದಲ್ಲಿ ವೈಕುಂಠಕ್ಕೆ ಹೋಗುವ ಶಕ್ತಿ ಕೊಡ್ತಾರೆ ಆಚಾರ್ಯರು. ಸರ್ವಮೂಲದಲ್ಲಿ ಒಂದು 30-40 ಸಲ ಏನು ಹೇಳಕ್ ಬರೋದಿಲ್ಲ, ಆದರೆ ಓದ್ಲಿ ಅಂತ ಹೇಳಕ್ ಬರುತ್ತೆ, ಸ್ವಾರಸ್ಯ ಹೇಳೋದಕ್ಕೆ ಬರುತ್ತೆ. ಆಮೇಲೆ ದಶೋಪನಿಷತ್ ಭಾಷೆ, 10 ಉಪನಿಷತ್ತಿಗೆ ಆಚಾರ್ಯ ಭಾಷೆ ಬರೀತಾರೆ. ಅದಕ್ಕೆ ಅನೇಕ ಕಾರಣಗಳು, ಉಪನಿಷತ್ತುಗಳು 10 ಅಲ್ಲ, ಅನಂತಾವಯ ವೇದ ಉಪಷತ್ತಿಗೆಲ್ಲ ವೇದಕ್ಕೆಲ್ಲ ಉಪಷತ್ತು ಉಂಟಾದ್ರಿಂದ ಅನಂತ ಉಪಷತ್ತುಗಳು ಉಂಟು. ಮತ್ತೆ ಯಾತಕ್ಕೆ ಆಚಾರ ಹತ್ತಕ್ಕೆ ಬರೆದ್ರು ಅಂತ ಕೇಳಿದ್ರೆ ಭಾರಿ ಸುಲಭ. ಹತ್ತಕ್ಕೆ ಅಪಾರ್ಥ ಮಾಡಿ ಕೆಡಿಸಿದ್ರು, ಅದಕ್ಕೆ ರಿಪೇರಿ ಮಾಡಿದ್ರು ಆಚಾರ ಅಂತ. ಹತ್ತು ದಶೋಪಷತ್ ಭಾಷೆಗಳಿಗೆ ತಪಾರ್ಥ ಬರೆದಿದ್ದರಿಂದ ಆಚಾರ ಸರಿಯಾದ ಅರ್ಥ ಬರೆದು ದಾರಿ ತೋರಿಸಿದ್ರು. ಅದಕ್ಕೆ ಇನ್ನೊಂದು ಅರ್ಥ, ದಶೆ ಆದರೆ ಪೂರ್ಣ. ಹತ್ತು ಉಪಷತ್ ಭಾಷೆ ಓದಿಬಿಟ್ರೆ ಯಾವುದೇ ಉಪಷತ್ತು ಅರ್ಥ ಆಗುತ್ತೆ ಅಂತ. ಯಾವುದೇ ಉಪಷತ್ತು ಪ್ರತ್ಯೇಕ ಓದಬೇಕಾದ ಕಾರಣ ಇಲ್ಲ. ಈ ಭಾಷೆ ಎಲ್ಲದಕ್ಕೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಭಾಷ್ಯ, ಅದನ್ನು ಓದಬೇಕು. ಅದು ಎಂದು ಈಶಾವಾಸ್ಯವಾಗಿ ಎಷ್ಟು ಚಿಕ್ಕದು, ಏಳು ಉಪಷತ್ ಚಿಕ್ಕದು, ಮೂರು ದೊಡ್ಡದು. ಅದರಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಬಿಡಿಸ್ತಾರೆ ಆಚಾರ್ಯ. ಈಶಾವಾಸ್ಯಮಿದಂ ಸರಬಹುದು, ಆಮೇಲೆ ಕೇರೇಕಿದಂ ಪ್ರೇಷಿತಂ ಪದ್ಧತಿ ಮನಃ ಆಗಬಹುದು. ಅತ್ಯಂತ ಸೂಕ್ಷ್ಮ ವಿಚಾರಗಳು, ಸೂಕ್ಷ್ಮ ಪದಗಳು ಎಲ್ಲವನ್ನು ಬಿಡಿಸಿ ಬಿಡಿಸಿ ಆಚಾರ್ಯ ಹೇಳೋ ಕ್ರಮ ಇದೆಯಲ್ಲ, ಬಹಳ ದೊಡ್ಡ ನೆನಪಿರಲಿ. ಋಗ್ಭಾಷ್ಯ ಮತ್ತು ಉಪನಿಷತ್ ಭಾಷೆಗಳಲ್ಲಿ ಒಂದು ಎಚ್ಚರಿಕೆ ಮಾತು ನಮಗಿದೆ. ಯಾರು ಒಂದು ವೇದಾಧ್ಯಯನ ಮಾಡಬೇಕಾದ್ರೆ ಅವಿದಿತ ಛಂದೋ ಬ್ರಾಹ್ಮಣ ದೈವತೇನ, ಆಮೇಲೆ ಛಂದಸ್ಸು ಗೊತ್ತಿಲ್ಲ, ಅದಕ್ಕೆ ಅರ್ಥ ಗೊತ್ತಿಲ್ಲ, ಮತ್ತು ಅದು ಮುಖ್ಯವಾಗಿ ಪ್ರತಿಪಾದ್ಯ ದೇವತೆ ಗೊತ್ತಿಲ್ಲ, ಈ ರೀತಿಯ ವೇದಾಧ್ಯಯನ ಮಾಡಿಬಿಟ್ರೆ ಸ್ಥಾನೋವಚ್ಚತಿ ಹೇಳ್ತ ಗರ್ತೇ ವಾಪದ್ಯತೆ ಪ್ರವಾಮೀಯತೆ ಅಂತ ಹೇಳ್ತಾರೆ. ಛಂದೋಜ್ಞಾನ, ಋಷಿಜ್ಞಾನ, ದೇವತಾ ಜ್ಞಾನ, ಅರ್ಥಜ್ಞಾನ ನಾಕಿಲ್ಲದೆ ವೇದ ಓದಿದ್ರೆ ಹಾಳಾಗಿ ಹೋಗ್ತಾನೆ, ಅಪಮೃತ್ಯು ಬರುತ್ತೆ, ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೇನು ಮಾಡಿಬಿಟ್ರು, ಇದು ಈ ಅರ್ಥ ಇಟ್ಕೋಬಾರ್ದು. ಯಾವ ಭಾಷ್ಯಕಾರರು ಕೂಡ ಹತ್ತು ಉಪನಿಷತ್ತಿನಲ್ಲಿ ಋಷಿ ದೇವತೆ ಹೇಳೇ ಇಲ್ಲ ಗೊತ್ತಾಯ್ತು, ಹುಡುಗರು ಕೂಡ ಹತ್ತು ಒಂದಕ್ಕೂ ಹೇಳಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನರಕಕ್ಕೆ ಹಾಕೋ ಭಾಷೆ ಬರೆದಾಗಾಯ್ತು ಅಲ್ಲ, ಅವರಿಗೆ ನರಕಕ್ಕೆ ಹಾಕೋ ಭಾಷೆ ಬರೆದಂತೆ ಆಯಿತು. ಎಷ್ಟು ಅಪಾಯಕರ ಆಗಬಹುದು ಆಚಾರ ಮೊದಲು ಮಾಡಿದ ಕೆಲಸ. ಪ್ರತಿಯೊಬ್ಬದಕ್ಕೂ ಋತಿಯಾರು ದೇವತೆಯ, ಋಷಿಯಾರು ದೇವತೆಯ. ಈಶಾವಾಸ್ಯಕ್ಕೆ ಸ್ವಯಂಭೋಮರು ಋಷಿ, ಯಜ್ಞನಾಥ ಪರಮಾತ್ಮ ದೇವತೆ. ಎಷ್ಟು ಸರಳವಾಗಿ ನಮ್ಮ ಜೀವನವನ್ನು ಭದ್ರಪಡಿಸಿಬಿಡ್ತಾರೆ ಆಚಾರ್ಯ. ವೇದಾಧ್ಯಯನಕ್ಕೆ ಗೇಟ್ ಓಪನ್ ಮಾಡ್ತಾರೆ. ಛಂದೋಜ್ಞಾನ, ಋಷಿಜ್ಞಾನ, ದೇವತಾ ಜ್ಞಾನ ಬೇಕು. ಇದು ಸಾಮಾನ್ಯವಾದ ಅರ್ಥದಲ್ಲಿ, ಅದಕ್ಕಿಂತ ದೊಡ್ಡ ಒಂದಿದೆ ಗೊತ್ತಾ? ಬರೀ ಛಂದೋಜ್ಞಾನ ಅಂತ ಹೇಳಿದ್ರೆ ಈ ಛಂದಸ್ಸು ಅನುಷ್ಠುಪ್ ಛಂದಸ್ಸು ತಿಷ್ಠುಪ್ ಛಂದಸ್ಸು ತಿಳ್ಕೊಳ್ಳೋ ಜ್ಞಾನ ಅಲ್ಲ, ಛಂದೋ ಅಭಿಮಾನಿ ದೇವತಾ ಜ್ಞಾನ ಬೇಕು. ಅದನ್ನು ಉಪನಿಷತ್ತು ಜನಕ್ಕೆ ಅರ್ಥನೇ ಆಗಿರಲಿಲ್ಲ, ಬರೀ ಛಂದಸ್ ಹೇಳ್ತಾ ಕೊಡ್ತಿದ್ದು ಅಷ್ಟೇ ಹೊರತು ಈ ಅಭಿಮಾನಿ ದೇವತಾ ಜ್ಞಾನ ಬರಬೇಕು ನಮಗೆ. ಜೊತೆಗೆ ದೇವತಾ ಜ್ಞಾನ ಅಂದ್ರೆ ಏನು? ಏಕದೇಶ ದೇವತಾ ಜ್ಞಾನ ಬಂದ್ರೆ ಸಾರದು, ಸರ್ವವೇದ ಪ್ರತಿಪಾದ್ಯ ಅಂತ ಜ್ಞಾನ ಬರಬೇಕು ಅಂತ ಹೇಳ್ತಾ ಆಚಾರ್ಯರೆಲ್ಲ ತಿಳಿಸಿಬಿಟ್ಟು ಸುಭದ್ರವಾದ ಒಂದು ವ್ಯವಸ್ಥೆ ಮಾಡಿಬಿಟ್ಟು. ಬರೀ ಎಲ್ಲಿವರೆಗೆ ಹೇಳ್ತಾರೆ ಗೊತ್ತಾ? ಯಾವುದೇ ಮಂತ್ರದಲ್ಲಿ ಸಿಕ್ತು, ಋಷಿ ಗೊತ್ತಿಲ್ಲ, ದೇವ್ ಋಷಿ ಅಂತ ತಿಳ್ಕೊಳ್ಳಿ, ಮುನಿಷ್ಟು ಸರ್ವವಿದ್ಯಾನ ಪರಮಾತ್ಮ ದೇವತೆ ಮೂರು. ಆಮೇಲೆ ಎಲ್ಲಿಗೊಬ್ಬರು ಯಾವ ಬಂದ್ರೆ ದೇವತೆ ಗೊತ್ತಿಲ್ಲ, ನಾರಾಯಣ ದೇವತೆ ಯಾಕೆ ಯೋಚನೆ ಮಾಡ್ತೀರಿ? ಎಲ್ಲದಕ್ಕೂ ನಾರಾಯಣ ದೇವತೆ, ಎಲ್ಲದಕ್ಕೂ ನಾರಾಯಣ ಋಷಿ, ಆಮೇಲೆ ಬ್ರಹ್ಮದೇವ ಋಷಿ ಅಂತ ತಿಳ್ಕೊಂಡ್ರೆ ಮುಂದೆ ಹೋಯ್ತಲ್ಲ. ಎಷ್ಟು ಸರಳ ಉಪಾಯ! ಈ ರೀತಿ ಹೇಳೋದಕ್ಕೆ ಏನಾದರೂ ಕೂಡ ನಾವು ಬೇರೆಯವರು ಯೋಚನೆ ಮಾಡಿದ್ವಿ, ಸುತರಾಮ್ ಸಾಧ್ಯ ಇರಲಿ. ಆಚಾರ ಹತ್ತು ಉಪನಿಷತ್ತುಗಳ ಭಾಷೆಗಳ ಕೊಡುಗೆ, ಋಗ್ಭಾಷ್ಯದ ದೊಡ್ಡ ಕೊಡುಗೆ ಅಂದರೆ ಋಷಿ ದೇವತಾ ಛಂದೋ ಜ್ಞಾನ, ಛಂದೋಹಾನ ದೇವತಾ ವಿವರ. ಋಷಿಗಳು ಅಂದ್ರೆ ಬರೀ ವೃಷ್ಟಾವತರಷ್ಟೇ ಋಷಿಗಳಲ್ಲ, ಋಷಿಗಳಿದ್ದಾರೆ, ದೇವರಿಂದ ಶುರುವಾಗುವ ಋಷಿಗಳು, ನಾರಾಯಣ ಋಷಿ, ಮಹಾಲಕ್ಷ್ಮಿ ಋಷಿ, ಬ್ರಹ್ಮದೇವ ಋಷಿಗಳು ಎಲ್ಲ ಹೇಳ್ತಾ 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 ಬರ್ತಾರೆ. ಎಲ್ಲ ತಾರತಮ್ಯ ಜ್ಞಾನದಂತೆ ಯಾರು ತಿಳ್ಕೊಂಡು ಓದ್ತಿರಲ್ಲ, ಇಲ್ಲಿ ತಿಳ್ಕೊಂಡು ಹೋದ್ರೆ ಸ್ವಾಧ್ಯಾಯನೈವ ಮೋಕ್ಷಸ್ಯಾಪ್ತ ಅಂತ ಹೇಳ್ತಾರೆ. ಇದನ್ನು ತಿಳ್ಕೊಂಡು ಓದಿ ಅಧ್ಯಯನದ ಮಾರ್ಗ ಮೋಕ್ಷ ಆಗುತ್ತೆ. ಇಂಥ ಅರ್ಥ ಯೋಚನೆ ಮಾಡಿಸ್ತಿದ್ದೇನೆ ಜನ ಇರಲಿಲ್ಲ. ಕೆಲವು ಸೂಕ್ಷ್ಮ ಪದಗಳು ಕೆಲವೆಲ್ಲ, ನಾನು ಚರಕರಾಗಿ ಹೋಗಿದ್ದೆ ಅಂತ ಬರೆದು ಉಪನಿಷತ್ತು, ಚರಕರಾಗಿ ಹೋಗಿದ್ದೆ. ಈ ಚರಕರಾಗಿ ಹೋಗಿದ್ದೆ ಅರ್ಥನೇ ಆಗುತ್ತೆ, ತಕ್ಕ ಆಚಾರ ಬೀಳ್ತಾರೆ. ಚರಕ ತೀರ್ಥ ಸಂಚಾರಿ ವಿತ್ತಾರ್ಥಿ ಕರಕ ಸ್ಮೃತ. ಚರಕ ಕರಕ, ಕರಕ ಅಂತ ಹೇಳಿದ್ರೆ ಬಿಸಿನೆಸ್ ಟೂರ್, ಚರಕ ಅಂದ್ರೆ ಪಿಲ್ಗ್ರಿಮೇಜ್ ಸೆಂಟರ್. ಯಾತ್ರೆಗೆ ಹೋದ್ರೆ ಚರಕ, ವ್ಯಾಪಾರಕ್ಕೆ ಹೋದ್ರೆ ಕರಕ ಅಂತ ಕರೆ. ಈ ಆಚಾರ್ಯ ಮಾತನ್ನು ಬರೆದಾಗ ಎಷ್ಟು ಸೂಕ್ಷ್ಮ ವಿಚಾರದವಾಗಿ ಬೆಳೆಸಿರ್ತಾರೆ. ಭಾಗವತಲ್ಲಿ ಬರುತ್ತೆ, ಮಾ ಶಾಲಿನಿ ಮಾಹ ಅಂತ ಬಂದ್ಬಿಡ್ತಾರೆ. ಶಾಲಿನಿ ಮಾಹ, ಮಾಲಿನಿ ಮಾಹ, ಯಾರು ದೇವಹೂತಿಗಳು ಶಾಲಿನಿ ಹೇಳಿದ್ರು ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ದೇವತೆ ಹೆಸರಿದೆ, ಯಾರು ಶಾಲಿನಿಂದ ಬಂದ್ಲಿ, ಶಾಲಿನಿಂದ ಬಂದ್ಲಿ ಈಗ ಅಂತ ಕೇಳಿ ಆಚೆ ಹೇಳ್ತಾರೆ. ಶಾಲಿನಿ, ಮಾಲಿನಿ, ಭಾರ್ಯ, ಅವೆಲ್ಲ ಪರ್ಯಾಯ ಪದಗಳು ಅಂತ ಹೇಳಿ ಹೆಂಡತಿ ಹೇಳಿದ ಅಂತ ಅರ್ಥ. ಶಾಲಿನಿ ಅಂತೇಳಿ ಹೆಂಡತಿ, ಇವೆಲ್ಲ ಅರ್ಥ ಗೊತ್ತಾಗಬೇಕಾದ್ರೆ ಯಾವ ಲೌಕಿಕ ಹೆಸರು ಅವರ ಕೋಸ್ತಲ್ಲಿ ಸಿಗೋದಿಲ್ಲ. ಇವೆಲ್ಲ ಕೂಡ ಶಬ್ದ ನಿರ್ಣಯ, ನಾಮ ಮಹೋದಧಿ ಮತ್ತು ಅನೇಕ ವಾಕ್ಯ ನಿರ್ಣಯ ಮೊದಲಾದ ಅಭಿದಾನ ಉಲ್ಲೇಖ ಮಾಡ್ತಾ ಆಚಾರ್ಯ ಹೊಸ ಬೆಳಕನ್ನು ಸೇರಿದ್ದಾರೆ. ಇಬ್ಬರು ಬಂದರು, ಶುಕಾಚಾರ್ಯರು ಬಂದರು, ಅವ್ರು ಹೇಗಿದ್ದರು ಅಂದರೆ ಅಪೀಚ್ಛ ವಯಸ್ಸು ಅಂತ ಕರೆದ್ರು. ಏನು ಅಪೀಚ್ಛ ವಯಸ್ಸು ಅಂದ್ರೆ ಏನು ಗೊತ್ತೇ ಆಗದೆ ಕಷ್ಟ ಬರೀತಾರೆ. ಕೈಶೋರ ಯೌವನಾಭ್ಯಂತ ಕಾಲ ಅಪೀಚ್ಛ ಮುಚ್ಚತೆ, ಅವನು ಕೈಶೋರ ದಾಟಿದ್ದಾನೆ, ಯೌವನಕ್ಕೆ ಬಿದ್ದಿದ್ದಾನೆ, ಟೀನೇಜರ್ ಎಂಬ ಅರ್ಥವನ್ನು ಹೇಳ್ತಾ ಕರೆಕ್ಟಾಗಿ ವಯಸ್ಸಿಗೆ ಬಂದಿದ್ದ. ಎಷ್ಟು ಸೂಕ್ಷ್ಮ ವಿಚಾರಗಳ ಬಗ್ಗೆ ಆಚಾರ ಕೊಡ್ತಕ್ಕಂಥ ರೀತಿ ನೀತಿ ನೀತಿಗಳು ತೀರಾ ಅಮೋಘ. ಇನ್ನು ಕಾಮ ಅಂದ್ರೇನು, ಕ್ರೋಧ ಅಂದ್ರೇನು, ಎಲ್ಲ ಟೆಕ್ನಿಕಲಿ ಅರ್ಥ ಆಗುತ್ತೆ ನಮಗೆ. ಟೆಕ್ನಿಕಲಿ ಕಾಮ ಅಹಂಕಾರ ಅಂದ್ರೆ ಏನು ನಮ್ಗೆ ಅರ್ಥ ಆಗೋದಿಲ್ಲ, ಅಹಂಕಾರ ಪಡ್ತಾ ಬಾರಿ ಅಂದ್ಬಿಡ್ತೇವೆ ಬಟ್ಟೆ, ಆದ್ರೆ ಏನು ಅರ್ಥ ಗೊತ್ತಾಗೋದಿಲ್ಲ. ಅಸ್ವರೂಪೇ ಸ್ವರೂಪತ್ವ ಬತಿರೇವಿಗೆ ಅಹಂಕೃತಿ, ಯಾವುದು ನಮ್ಮದಲ್ಲ ಅದು ನಮ್ಮದು ತಿಳ್ಕೊತೇವಲ್ಲ, ಅಹಂಕಾರ ತಿಳಿಬೇಕಾದ್ರೆ. ನಾವು ಇನ್ನೊಂದು ಹೇಳ್ತೇವೆ, ಅದು ಮತ್ಸರ ಮತ್ಸರ, ಏನು ಮತ್ಸರ ಅಂದ್ರೆ ಏನು? ಅರ್ಥನೇ ಆಗೋದು ಕಷ್ಟ ಹೇಳ್ತಾರೆ. ಅಪ್ರೀತಿಯನ್ನು ಮದ್ವಶವು ನಾಯಂ ಇದು ಮತ್ಸರ ಈ ರೀತ ನನಗೆ ಅಧೀನನಾಗಿಲ್ಲ ಅಂತ ತಿಳ್ಕೊತೇವಲ್ಲ ಅದೇ ಮಾತ್ಸರ್ಯ ಅಂದ್ರದೇನೆ, ಅದು ಯಾರ್ಯಾರು ಬರುತ್ತೆ ಈಕ್ವಲ್ ಆಗಿದ್ದ ಬರುತ್ತೆ, ಅವನು ಅವನಿಗೆ ಗೊತ್ತ ನನಗೂ ಗೊತ್ತಿದೆ ಸಂಕಟ ಶುರುವಾಗುತ್ತೆ, ನನ್ನ ಡಿಪೆಂಡ್ ಆಗೋದಿಲ್ವಲ್ಲ ಅವನು, ಅದೇ ಮಾತ್ಸರ್ಯ ಅಂತ ಹೇಳಿ ಎಲ್ಲ ಪದ ಬಿಡುತ್ತೆ. ಅದೇ ಒಂದು ಡಿಕ್ಷನರಿ ಆಗಿದೆ, ಬದ್ಧ ಕೋಶ, ಅವರ ಕೋಶ ಇವರ ಕೋಶ ಎಲ್ಲ ಲೌಕಿಕ ಕೋಶಗಳು, ಬದ್ಧ ಕೋಶ ಅದನ್ನ ಮಾಡಿಬಿಟ್ರೆ ನೀವು ಶಿರಸಾಫಗಳು ಡಿಕ್ಷನರಿ ಅದು, ಅದೆಲ್ಲ ಆಚಾರ ಅರ್ಥ ಬರೆಯೋ ಕ್ರಮ ಎಷ್ಟು ವೈವಿಧ್ಯವನ್ನು ಹೇಳ್ತಾರೆ ಸಾಧ್ಯನೇ ಇಲ್ಲ. ಆಮೇಲೆ ಗೀತಾ ಭಾಷೆ ಗೀತಾ ತಾತ್ಪರ್ಯಕ್ಕೆ ಹೋಗ್ಬಿಟ್ಟಿರ್ತು, ಗೊಂದಲಮಯವಾದ ವಾತಾವರಣ ಬಂದೋಗಿ. ಗೀತಾ ಭಾಷೆದೊಳಗೆ ಕೃಷ್ಣ ಏನ್ ಹೇಳ್ತಾನೆ ಎಂಬುದನ್ನ ಅವ್ರ ಶಿಷ್ಯರಿಗೆ ಹೇಳೋದಿರಲಿ, ಅವ್ರ ಫುಲ್ ಆಫ್ ಕನ್ಫ್ಯೂಷನ್. ಕೆಲವು ಮತಗಳನ್ನು ಓದಿ ತಲೆ ಬಿಡೋದು ಪ್ರಜ್ಞಾವಾದ ಅಂದ್ರೇನು, ಆ ಪ್ರಜ್ಞಾವಾದದ ಬಗ್ಗೆ ಪ್ರಜ್ಞಾವಾದ ಮಾಡಿದವರೇ ಜಾಸ್ತಿ, ಪ್ರಜ್ಞಾವಾದ ತೋಚಿದ ಅರ್ಥ ಬರೆದವರೇ ಜಾಸ್ತಿ ಅಂತ. ಏನೇನು ಅರ್ಥ ಬರೆದ್ಬಿಟ್ಟು ಪ್ರಜ್ಞಾವಾದ ಅಂತ ಹೇಳಿದ್ರೆ ಹೇಳ್ತಾರೆ, ತಿಳುವಳಿಕೆಯ ಮಾತು ಅರ್ಥ ಬರಿಬೇಡಿ, ಅದಕ್ಕೆ ಸ್ವಮನೀಶೋಕ್ತ ವಚನಾನಿ, ಸ್ವಂತ ಬುದ್ಧಿಯಿಂದ ಮಾಡಿದ ಹರಟೆಯ ಮಾತುಗಳೇ ಹೊರತು ನಿಜವಾಗಲೂ ಕೂಡ ಶಾಸ್ತ್ರದ ಬೇಸಿಸ್ ಅಲ್ಲ, ಅದು ಕೇವಲ ಬುದ್ಧಿಯಿಂದ ಮಾತಾಡಿದ ಮಾತುಗಳಿಗೆ ಬೆಲೆ ಇಲ್ಲ ಅಂತ ಆಚಾರ ಅರ್ಥ ಬರೆದು ಬಿಟ್ಟು ಪ್ರಜ್ಞಾವಾದ ಶಬ್ದಕ್ಕೆ ಅರ್ಥವನ್ನು ಬರೀತಾರೆ. ವೇದವಾದ ಅರ್ಥ ಆಗಿದ್ದಲ್ಲಿ ಪ್ರಜ್ಞಾವಾದ ಅರ್ಥ ಆಗಿದ್ದಿಲ್ಲ. ವೇದವಾದ ಅರ್ಥ ನಾನೇ ಅದಸ್ತಿ ಇತಿ ವಾದಿನಃ, ವೇದವಾದ ರಥರಿದ್ದಾರೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಕೃಷ್ಣ ವೇದ ಪ್ರಮಾಣ ಅಲ್ಲ ಅಂತ ಹೇಳ್ತಾನೆ, ಉಪಶತ್ತುಗಳ ಪ್ರಮಾಣ, ಏನು ಸಂಬಂಧ ಇದೆ ಅದಕ್ಕೆನಾದ್ರೂ ಕೂಡ. ವೇದವಾದ ಅಂದ್ರೆ ಏನು ಆಚಾರ ಹೇಳ್ತಾರೆ, ವಾದ ಮುಖತಃ ವಚನ ಸ್ಮೃತ, ಹೊರಗಿನ ಅರ್ಥವನ್ನು ವಾದ ಅಂತ ಕರೀತಾರೆ, ಒಳಗಿನ ಅರ್ಥವನ್ನ ಅದು ವೇದ, ಹೊರಗಿನ ಅರ್ಥ ವೇದವಾದ ಅಷ್ಟೇನೆ. ಮತ್ತೆ ತ್ರೈಗುಣ್ಯ ವಿಷಯ ವೇದಾಹ, ವಿಷಯ ಅಂದ್ರೆ ಏನು, ಮತ್ತೆ ವಾದ ವಿಷಯಕತ್ವಂಚ, ಯಾವಾಗಲೂ ಕೂಡ ಮುಖತಃ ವಚನ ಸ್ಮೃತ, ಮೇಲ್ನೋಟದ ಅರ್ಥವನ್ನ ವಿಷಯ ಅಂತ ಕರೀತಾರೆ. ಎಂಥ ಸೂಕ್ಷ್ಮ ವಿಚಾರಗಳ ದೊಡ್ಡ ಒಂದು ಸುರಿಮಣೆ ಮಾಡ್ತಾರೆ ಆಚಾರ್ಯರು. ಕಾಮನೆ ಬಿಡಬೇಕು ಕಾಮನೆ ಬಿಡಬೇಕು ಅಂತ ಭಗವಂತ ಹೇಳಿದಾಗ ಪ್ರಶ್ನೆ ಹಾಕೋತೆ, ಎಲ್ಲಾ ಕಾಮನೆ ಬಿಟ್ರೆ ನೀವು ಹೇಳೋದನ್ನು ಕೇಳಿಸ್ತಾರೆ ಕಾಮನೆ ನಮಗೆ ಬೇಕಲ್ಲ ಕೊನೆ ಪಕ್ಷ, ಇವತ್ತು ಕಾಮನೆ ಬಿಡೋದು ಅಂದ್ರೆ ಏನು ಪ್ರಶ್ನೆ ಆಚಾರ ಹೇಳ್ತಾರೆ. ಅಥವಾ ನಿಷಿದ್ಧ ಕಾಮಿತ ಇವ ಅಥವಾ ಅಕಾಮತ್ವ ಮಿತೀರಿ, ನಿಷಿದ್ಧ ಬಯಕೆ ಬಿಡೋದನ್ನೇ ಕಾಮನೆ ಬಿಡೋದು ಅಂತಾನೆ ಹೊರತು ಎಲ್ಲಾ ಕಾಮನೆ ಬಿಡಬಾರದು. ಇವತ್ತು ಊಟ ಮಾಡಬಾರದು, ಊಟ ಬಿಡಬಾರ್ದು ಅಂತ ಸತ್ತು ಹೋಗ್ಬಿಡ್ತಾರೆ. ನಿಷಿದ್ಧ ಊಟ ಮಾಡಬಾರದು ಅಷ್ಟೇ, ನಿಷಿದ್ಧ ವಸ್ತುಗಳನ್ನು ತಿನ್ನಬಾರದು ಶಾಸ್ತ್ರ ಹೇಳುತ್ತೆ ಹೊರತು ಊಟನೇ ಮಾಡಬಾರ್ದು ಅಂತ ಶಾಸ್ತ್ರ ಹೇಳಿಲ್ವಲ್ಲ, ಕಾಮನೆ ಅಂದ್ರೆ ಹಾಗೆ ನಿಷಿದ್ಧ ಕಾಮನೆ ಇರಬಾರದು. ಇದು ಅನೇಕ ಅರ್ಥಗಳನ್ನು ಹೇಳ್ತಾ ಹೇಳ್ತಾ ಗೀತೆಗೆ, ಗೀತೆ ಅಂದ್ರೆ ಯಾವ್ದು ಪ್ರಾಮಾಣ್ಯ ಹೇಗೆ, ಅದರ ಸ್ಥಾನಮಾನ ಏನು, ಯಾರು ಯೋಚನೆ ಮಾಡದೆ ಅರ್ಥ ಬರೋದಿಲ್ಲ. ಆಚಾರ್ಯ ಹೇಳ್ತಾರೆ, ಭಾರತ ಸರ್ವಶಾಸ್ತ್ರೇಶು ಭಾರತೇ ಗೀತಿಕಾವನ, ಮಹಾಭಾರತ ವೇದಾದ ಎಲ್ಲಾ ಶಾಸ್ತ್ರಗಳಿಗಿಂತ ದೊಡ್ಡದು, ಅದರಲ್ಲೂ ಕೂಡ ಎರಡು ದೊಡ್ಡದು, ಒಂದು ಭಗವದ್ಗೀತಾ ಒಂದು ವಿಷ್ಣು ಶಾಸ್ತ್ರ. ಇದನ್ನು ಹೇಳಿದ ಮೇಲೆ ಗೀತೆ ಯಾತಕ್ಕೆ ಬರೀತೇವೆ ಅಂತ ಅರ್ಥ ಆಗುತ್ತೆ. ಗ್ರಂಥದ ಪ್ರಾಮಾಣ್ಯವನ್ನೇನು ಸಮರ್ಥನೆ ಮಾಡದೇ ಹೋದ್ರೆ ಗ್ರಂಥಕ್ಕೆ ಬರುವುದೇನು ಮುಂದೆ ನೀವೀಗ ಈ ಕೆಲಸವನ್ನು ಸೂತ್ರ ಭಾಷೆಗೂ ಯಾರು ಸೂತ್ರಕ್ಕೂ ಮಾಡಲಿಲ್ಲ, ಆಮೇಲೆ ಗೀತಕ್ಕೂ ಮಾಡಲಿಲ್ಲ, ಉಪನಿಷತ್ತಿಗೂ ಮಾಡಲಿಲ್ಲ, ವೇದಗಳಿಗೂ ಮಾಡಲಿಲ್ಲ, ಅದಿಷ್ಟೊಂದು ಆಚಾರ್ಯ ಮಾಡಿ ತೋರಿಸ್ತಾ ಆ ಗ್ರಂಥದ ಸ್ಥಾನಮಾನವನ್ನು ಹೇಳ್ತಾ ಹೋಗ್ತಾರೆ. ಮಹಾಭಾರತ ತಾತ್ಪರ್ಯ ಬಂದ್ರೆ ಮಹಾಭಾರತ ಸ್ಥಾನ ಇದೆ, ಗೀತಾ ಭಾಷೆ ಗೀತಾ ತಾತ್ಪರ್ಯ ಬಂದ್ರೆ ಅದರ ಸ್ಥಾನ ಇದೆ. ನೆನಪಿರಲಿ, ಆಚಾರ್ಯ ಗೀತಾ ಭಾಷೆ ಬರೆದಾಗ ಹೊಸ ಒಂದು ಬೆಳಕನ್ನು ಕೊಟ್ಟಾಗ ಅವರ ವಯಸ್ಸು 16-13 ಅಷ್ಟೇ, ಜಾಸ್ತಿ ವಯಸ್ಸಾಗಿಲ್ಲ ಆಚಾರ್ಯರಿಗೆ, ಆಗ ಬರೆದಿದ್ದಾರೆ. ಆ ಮುಂಚೆ ಜಗತ್ತು ಕಂಡು ಕೇಳದೇದ ಮಾತ್ರಗಳನ್ನು ಆಚಾರ್ಯ ಬರೀತಾರೆ. ಇವತ್ತು ಕರ್ಮಣ್ಣೆ ವಾದಿಕಾರಸ್ಥೆ ಮಾಪರೇಶು ಕದಾಚನ, ಕೆಲವರಿಗೆ ಎಷ್ಟು ಬಟ್ಟೆ ಆಗಿತ್ತು ಗೊತ್ತಾ, ಕರ್ಮಣ್ಣೆ ವಾದಿಕಾರಸ್ಥೆ ಅಲ್ಲ ಕರ್ಮಣ್ಯ ವ್ಯಾಧಿಕಾರಸ್ಥೆ ಅಂತ ಒಂದಿದ್ದಾರೆ, ಅಷ್ಟು ಮಟ್ಟಿಗೆ ಬುದ್ಧಿ ಕಟ್ಟದ ನಗಡಿ ಎಲ್ಲ ತಲೆ ಕೆಟ್ಟೋಗಿತ್ತು. ಏನು ಇದು ಕರ್ಮ ಮಾಡಿ ಅಂತ ಹೇಳೋದು, ಫಲ ಕೇಳಬೇಡ ಅಂತ ಹೇಳೋದು. ಇದು ಪುಸ್ತಕ ಬಂದಿದೆ ಕನ್ನಡ, ದೊಡ್ಡ ಪುಸ್ತಕ ಒಂದು, ಗೀತೆ ಮತ್ತು ಮಾರ್ಕ್ಸ್ವಾದ ಅಂತ ಹೇಳಿದೆ. ಗೀತೆ ಕಾರ್ಮಿಕರಿಗೆ ವಿರೋಧಿಯಾದಂತಹ ಗ್ರಂಥ, ಕಾರ್ಮಿಕರ ಶೋಷಣೆ ಮಾಡ್ತಕ್ಕಂಥ ಗ್ರಂಥ, ಕೆಲಸ ಮಾಡಿ ಸಂಬಳ ತಗೋ ಕೇಳಬೇಡಿ ಅಂತ ಆಯ್ತಾ ಇಲ್ಲ. ಇದು ಒಂದು ಪೈತಾರೆ ಗೀತೆ ಅನ್ನೋದು ದೊಡ್ಡ ಪುಸ್ತಕ, ಅದು ಎಷ್ಟೋ ಜನಕ್ಕೆ ಫ್ರೀ ಹಚ್ಚುತ್ತಾರೆ ಜನಗಳಿಗೆ ಆಶ್ಚರ್ಯ, ಫ್ರೀ ಕೆಟ್ಟ ವಿಚಾರ ಫ್ರೀ ಹಚ್ಚುತ್ತಾರೆ, ಒಳ್ಳೆ ವಿಷಯ ನಾವು ಹಚ್ಚ ವ್ಯವಸ್ಥೆನೇ ಮಾಡಿದ್ದೆ. ಇದು ಪದ್ಧತಿಯಾಗಿ ಕೆಟ್ಟ ವಿಷಯ ನೋಡಿದ್ರೆ ಎಷ್ಟು ತಪ್ಪಿದೆ, ಬೆಳೆ ಬೆಳೆ ಕೆಲಸ ಮಾಡಿಸ್ಕೊಂಡು ಸಾಯಂಕಾಲದವರೆಗೂ ಬೆಂಗಳೂರಿಗೆ ಬಂದ, ರಿಕ್ಷಾ ಹತ್ತಿದ, ಬೆಂಗಳೂರೆಲ್ಲ ಟೂರ್ ಹೋಗ್ಬಿಟ್ಟ, ರಾತ್ರಿ 12 ಬೆಳಗ್ಗೆ 6 ಅವ್ನು ದುಡ್ಡು ಕೇಳಿದ, ಭಗವದ್ಗೀತೆ ಓದಿಲೇನಪ್ಪ ನೀನು, ಕರ್ಮಣ್ಣೆ ವಾದಿಕಾನಸ್ತೆ ಮಹಾಬಲಿಯನ್ನು ಕದಾಚಲ, ಇದೇ ಒಳ್ಳೇದು ಮಾಡಿದ್ರೆ ಏನ್ ಮಾಡ್ತಾರೆ, ಮೊದಲೇ ಮಾಡ್ರೆ ಮಾಡ್ತಾರೆ, ಕೊಂದಾಕಿರ್ತಾರೆ ಅಷ್ಟೇ. ಗೀತೆ ಮಾರ್ಗಗಳು ಪ್ರಾಣ ಕಳ್ಕೊಂಡಾಗ ಯಾರು ನಿಜವಾಗ್ಲೂ ಗೀತೆ ಮತ್ತು ಮಾನಸವಾದ ಪುಸ್ತಕ ಬಂದಿದ್ರು ತಪ್ಪು ಅಂತ ಹೇಳೋದಿಲ್ಲ ನಾನು, ಎಲ್ಲ ಭಾಷೆಗಳ ಅರ್ಥ ಅರ್ಥ ಬಂದಿದ್ರು, ನಾನು ಬದ್ಧ ಭಾಷೆ ಓದಿಲ್ಲ ಅದಕ್ಕೆ ಖಂಡನೆ ಮಾಡಿದ್ದಾರೆ. ಆಚಾರ್ಯರು ಬರೀತಾರೆ, ಈ ಕರ್ಮ ಮಾಡು ಫಲ ಕೇಳು ಅಂತ ಆಚಾರ್ಯ ಹೇಳ್ತಾರೆ, ಕರ್ಮ ಮಾಡು ಫಲ ಕೇಳು, ನಾ ಸ್ವಾಮಿ ಕೇಳಬಾರ್ದು ಅಂತಿದೆ ಇಲ್ಲಿ, ಅದೇ ಇರೋದು ಕೇಳಬಾರ್ದು ಹೇಳಿ, ಈ ಫಲಗಳಲ್ಲ ಸ್ವರ್ಗಾದಿ ಫಲಗಳನ್ನು ಕೇಳಬೇಡ ಅಂತ ಹೇಳ್ತಾರೆ, ಭಗವಂತರ ಫಲಗಳನ್ನು ಕೇಳಬೇಡ, ಮುಖ್ಯ ಫಲವನ್ನು ಕೇಳು, ಜ್ಞಾನಭಕ್ತಿಯಾದಿ ಪ್ರಾರ್ಥನಾ ಸರ್ವದಾ ಕಾರ್ಯ. ಈ ಭಾಷೆ ಬರೀಲಿಕ್ಕೆ ಆಚಾರ ಬರೋವರೆಗೂ ಇವತ್ತಿಗೂ ಬೇರೆಯವರಿಗೆ ಗೊತ್ತಿಲ್ಲ, ಆಚಾರ ಭಾಷೆ ಓದದೇ ಇದ್ದವರಿಗೆ ಗೀತಾ ಶ್ಲೋಕ ಅಂದ್ರೆ ಅದು ದಾರಿ ತಪ್ಪಿಸೋ ಶ್ಲೋಕನೇ ಆಗಿರೋದು. ಎಷ್ಟು ಅದ್ಭುತವಾದ ಅರ್ಥವನ್ನು ಹೊರಗೆ ಬೆಳಕು ಹಾಕಿದ್ರು ಆ ತಂದ್ರಲ್ಲ, ಏನು ಆಶ್ಚರ್ಯ. ಫಲ ಯಾಕೆ ಕೇಳಬಾರದು? ಎಷ್ಟು ಸರಳ ಗೊತ್ತಾ, ಫಲ ಕೇಳಿದರೆ ನಿಮಗೆ ಫಲ ಯಾವಾಗಲೂ ಕೂಡ ಮೋಕ್ಷ ದೂರ ಆಗುತ್ತೆ. ಫಲ ಕೆಡ್ತಾ ಹೋದಷ್ಟು ಮೋಕ್ಷ ವಿಳಂಬ ಆಗುತ್ತೆ ಅಂತ ಹೇಳ್ತಾ. ಪುತ್ರ ಪೌತ್ರ ಆಯುರಾಯುರಾಗೆ ವಿಷಯ ಕೇಳಿಬಿಟ್ಟ. ಪುತ್ರ ಕೊಟ್ಟ ಎಂಜಾಯ್ ಮಾಡಬೇಕು, ಪೌತ್ರ ಎಂಜಾಯ್ ಮಾಡಬೇಕು. ಎಷ್ಟು ಲೇಟ್ ಆಯ್ತು ಗೊತ್ತಾಯ್ತಾ? ಹೇಳಿದ್ದೇನೆ, ಬೆಳಿಗ್ಗೆ 9 ಗಂಟೆ ತಿಂಡಿ ಕೊಟ್ಟರೆ ಊಟ ಲೇಟು ಅಂತ ಅರ್ಥ. 12 ಗಂಟೆ ಊಟ ಲೇಟು, ತಿಂಡಿ ಅಂದ್ರೆ ಊಟ ಲೇಟೇ ಆಗು, ಫಲ ಕೇಳಿದ್ರೆ ಮೋಕ್ಷ ಲೇಟು ಅಂತ ಅರ್ಥ. ಮೋಕ್ಷ ಲೇಟ್ ಆದ ಕೆಲವು ಸಿಗದೇ ಹೋಗ್ಬಿಡುವುದು ಕೊನೆ ಪಕ್ಷ. ಆದ್ದರಿಂದ ಫಲ ಕೇಳಕ್ಕೆ ಹೋಗಬೇಡಿ. ಆಚಾರ್ಯ ಮುಂದಡಿ ಬರೀತಾರೆ, ಫಲ ಮೋಕ್ಷ ಪ್ರತಿಬಂಧಕ ನೆನಪಿರಬೇಕು. ಬಸ್ಸಲ್ಲಿ ಹೋಗ್ತಿರ್ತಾರೆ, ಕಾಫಿ ಬೆರೆಸ್ತಾರೆ, ಎಷ್ಟೇ ಎಷ್ಟೇ ಆಯ್ತು ಅಂದ್ಬಿಟ್ಕೊಳ್ಳಿ, ಅಷ್ಟು ದೂರ ವಾಪಸ್ ಆಯ್ತಾ? ಯಶವಂತಪುರಕ್ಕೊಂದು ಕಾಫಿ, ಬೆಂಗಳೂರಕ್ಕೊಂದು ಕಾಫಿ, ಆ ದಾಬಸ್ಪೇಟೆಗೊಂದು ಕಾಫಿ ಕುಡ್ಕೊಂಡ್ರೆ ಬಾಂಬೆ ಯಾವ ಸೇರ್ತಾರೆ ಲೆಕ್ಕ ಇಟ್ಕೊಳ್ಳಿ. ಬಾಂಬೆ ವೈಕುಂಠ ಸೇರ್ತಾರ? ಸಾಧ್ಯನೇ ಇಲ್ಲ. ಬಾಂಬೆ ಸೇರೋದೇ ಕಷ್ಟ, ವೈಕುಂಠ ಸೇರ್ತಾರ? ಫಲ ಕೇಳಕ್ಕೆ ಹೋಗ್ಬೇಡ. ಏನು ಫಲ ಬೇಡ, ಫಲ ಬೇಡ, ಫಲ ಬೇಡ. ಗೊತ್ತಿಗೆಲ್ಲ ಬೇಗ ಬಳಸ್ತಾರೆ ಕಣ್ಣು, ಬೆಳಗ್ಗೆ ಏನು ತೊಂದೇನು ಪಾಪ, ಬೇಗ ಊಟಕ್ಕೆ ಹಾಕಿ ಅಂತೇಳಿ. ಅರ್ಥ ಆಯ್ತಾ? ಬೇಗ ಫಲ ಕೇಳಿಲ್ಲ, ಏನಾದ್ರು ಬೇಗ ಮೋಕ್ಷ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಫಲ ಕೇಳೋದನ್ನು ಬಿಟ್ಟು ಮೋಕ್ಷಕ್ಕೆ ಹತ್ರ ಆಗಬೇಕು ಹೊರತು ಫಲ ಕೇಳಿ ಮೋಕ್ಷ ದೂರ ಆಗಬಾರದು ಅನ್ನೋ ಸಿದ್ಧಾಂತವನ್ನು ಹೇಳ್ತಾರೆ. ಗೀತೆಯ ಬಗ್ಗೆ ಆಚಾರ್ಯರು ಎರಡರ್ಥ ಬರೀತಾರೆ, ಒಂದು ಅರ್ಥ ಇದಾಯ್ತಾರೆ, ಇನ್ನೊಂದು ಅರ್ಥ ಬರೀತಾರೆ. ಯಾತಕ್ಕೆ ಅಂದ್ರೆ ಶಕ್ತಿತ ಲೇಷತ ಮಾಡಿದ್ರಲ್ಲ, ಸ್ವಲ್ಪ ಅರ್ಧಿದ್ರಿ ಅಂತ ಹೇಳಿದ್ರಲ್ಲ, ನಂಬಿಸ್ಬೇಕು ಗೊತ್ತಾಗ್ಬೇಕು ಜನಗಳಿಗೆ. ಅಷ್ಟು ಇನ್ನೊಂದು ಅರ್ಥ ಬರೀತಾರೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಪರೇಶು ಕದಾಚರ. ಕರ್ಮದಲ್ಲೂ ಅಧಿಕಾರ ಇದೆ, ಫಲದಲ್ಲೂ ಅಧಿಕಾರ ಇದೆ, ಆದರೆ ಹುಷಾರು ಮಾ ಪರೇಶು ಕದಾಚನ. ತಗೊಳ ನೀ ತಗೊಳ್ಳೋ ಅಧಿಕಾರ ಇಲ್ಲ, ಕೊಟ್ಟೊಂದು ಅವ್ರು ಕೊಟ್ಟಾಗಿ ಸ್ಕೋಬೇಕೆ ಹೊರತು ಬಡಕ್ ಬರ್ತೇವೆ. ನಾವು ಬಿಡಿಸ್ಕೊಂಡವ್ರ ಗತಿ ಆಗಬೇಕು, ಮತ್ತೆ ಅದು ದರ್ಶಿನಿ ಆಗುತ್ತೆ ಹೊರತು ಬಫೆ ಆಗುತ್ತೆ ಹೊರತು ಬಟದ ಊಟ ಆಗೋದಿಲ್ಲ. ಆ ಕೊಡಿಸೋರಿಗೆ ಕಾಯ್ಬೇಕು, ನಾವು ಬಡಿಸಿದ್ರೆ ಊಟ ಮಾಡಬೇಕು. ಅದು ಬಟದ ಊಟ ಹೇಗೋ ಆ ರೀತಿ ಇದೆ, ದೇವ್ರು ಕೊಟ್ಟಿದ್ದು ತಗೋಬೇಕು, ನಾವು ಕೈ ಹಾಕಕ್ಕೆ ಬರೋದಿಲ್ಲ. ನೀವು ಕೆಲಸ ಮಾಡಿದ್ದೀರಿ, ರಿಕ್ಷಾ ಓಡಿಸ್ತಾ ಕರೆಕ್ಟು, ದುಡ್ಡು ಕೇಳ್ತಾರೆ ಕರೆಕ್ಟು, ಆದ್ರೆ ಜೇಬು ಕೈಯಾಗಿ ತಗೋಬಾರ್ದು, ಕೇಸ್ ಆಗುತ್ತೆ ನೆನಪಿಡ್ರಿ. ಇವ್ರು ಕೊಟ್ಟಾಗ ತಗೋಬೇಕು, ಕೊಟ್ಟಷ್ಟು ತಗೋಬೇಕು ಅಲ್ಲ, ಕೇಳಿ ತಗೊಂಡು ಗಲಾಟೆ ಮಾಡಿ ಬೇಕಾದ್ರೆ ಬೇಡಿಕೆ ಕೋರ್ಟ್ಗೆ ಹೋಗ್ಲಿ, ಜೇಬ ಕೈಯಾಗಿ ತಗೊಳ್ಬಾರ್ದು. ಜೇಬಿಗೆ ಕೈ ಹಾಕ್ಬಿಟ್ರೆ ರಿಕ್ಷಾ ಕೊಡ್ಲಿಲ್ಲ ಅಂಬ ಕೇಸ್ ಹೋಗ್ಬಿಡುತ್ತೆ. ಇವ್ರು ಕೈ ಹಾಕಿದ ಕೇಸ್ ಭಾರಿ ದೊಡ್ಡದಾಗುತ್ತವೆ. ಈ ಕೇಸಸ್ ಅದು ಅವ್ರ ಒಳಗೆ ಬಿದ್ದು ಬಿಡ್ತಾರೆ. ಅದಕ್ಕೆಂದು ಕೈ ಹಾಕಿ ತಗೊಳ್ಳೋದಕ್ಕೆ ಹೋಗಬೇಡಿ. ಇದು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಆ ಪದ್ಧತಿ ಯಾತಕ್ಕೆ ಹೋಗಿ ಭವ್ಯ ಒಂದಾಗ ಅದು ಶುರುವಾಗ್ಬಿಡ್ತೀವಿ. ಕೈ ಹಾಕಿ ತಗೊಳ್ಳೋ ಪದ್ಧತಿ ಶುರುವಾಗ್ಬಿಡುತ್ತಲ್ಲ, ಕೆಲಸ ಕೆಟ್ಟು. ನಾವು ಬಡಿಸೋ ಪದ್ಧತಿ ಅನುಸಂಧಾನಕ್ಕೆ ಬರಬೇಕದು. ಬಿಡಿಸಿ ಊಟ ಮಾಡ್ತೇವಲ್ಲ, ತೇನ ತಕ್ತೇನ ಭುಂಜೀತಾಹ. ದೇವರು ಕೊಟ್ಟಿದ್ದಂತೆ ಬದುಕಬೇಕು ಅಂತ ಅರ್ಥ ಹೇಳ್ತಾ ಇದ್ದಾರೆ ಅದರೊಳಗೆ. ಅದು ಕೇಳೋದಕ್ಕೆ ಇಟ್ಟಂಗೆ ಇರುವೇನು ಹರಿಯ ಹೇಳೋದಕ್ಕೇನೆ ನಾವು ಬಡಿಸೋ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಕೊಡಬಾರ್ದು, ಬಡಿಸೋರು ಒಬ್ರು ಇರಬೇಕು ಅಂತ ಮಾಡಿದ್ದಾರೆ. ಅದಕ್ಕೆ ಡೈನಿಂಗ್ ಟೇಬಲ್ ಅವನು ಹೇಳಿ ಇವನು ಹೇಳಿ ಅವನು ತಿನ್ನು ಅವನು ತಿನ್ನು, ಏನು ಬರುತ್ತೆ ಅದರೊಳಗೆ ಇಲ್ಲ. ಅದು ಯಜ್ಞ, ಊಟ ಅಂದ್ರೆ ಯಜ್ಞ, ಅದಕ್ಕೆ ಕರ್ಮ ಅಂದ್ರೆ ಯಜ್ಞ. ದೇವ್ರು ಬಡಿಸ್ತಾ ತಗೋತೀವಲ್ಲ ಯಜ್ಞ, ಅದು ನಾವೇ ಹಾಕೊಂಡ ಯಜ್ಞ ಅಲ್ಲ. ಯಜ್ಞ ಅರ್ಥ ಕರ್ಮಣ್ಯತ್ರ ಲೋಕೋಯಂ ಕರ್ಮ ಬಂಧನ. ಈಗ ಅದ್ರ ಬಗ್ಗೆ ಹೇಳ್ತಾರೆ ಆಚಾರ್ಯರು ಗೀತಾ ಭಾಷೆ ಗೀತಾ ತಾತ್ಪರ್ಯದಲ್ಲಿ. ಇನ್ನು ಅನೇಕ ಆಚಾರ್ಯಗಳನ್ನು ಹೇಳ್ತಾ ಮುಂದೆ ಬರತಕ್ಕಂಥದ್ದು ಬಹಳ ಋಗ್ಭಾಷ್ಯದ ಬಗ್ಗೆ ಹೇಳಿದೆ ಈಗಾಗಲೇ. ಅದ್ರ ಒಂದು ವೈಶಿಷ್ಟ್ಯ ಹೇಳೋದಾದ್ರೆ, ಮೊದಲನೇದಾಗಿ ಋಗ್ವೇದಕ್ಕೆ ಯಾವ ಮತಾಚಾರ್ಯರು ಭಾಷೆ ಬರೆದಿರಲಿಲ್ಲ, ಆಚಾರ್ಯರು ಬರೆದ್ರು, ಮತ್ತೊಂದು ಹೊಸ ರೀತಿಯಲ್ಲಿ ಬರೆದ್ರು. ಏನು ಹೊಸ ರೀತಿ ಅಂದ್ರೆ ಶ್ಲೋಕ ರೂಪದ ವ್ಯಾಖ್ಯಾನವನ್ನು ಬರೆದ್ರು. ಋಗ್ಭಾಷ್ಯಕ್ಕೆ ಶ್ಲೋಕ ರೂಪ ವ್ಯಾಖ್ಯಾನ ಕೊಟ್ಟ ಇಡೀ ವ್ಯಾಖ್ಯಾನ ಪರಂಪರೆಯಲ್ಲಿ, ಋಗ್ವೇದ ಭಾಷ್ಯ ಪರಂಪರೆಯಲ್ಲಿ ಏಕಮಾತ್ರ ಶ್ಲೋಕ ರೂಪ ವ್ಯಾಖ್ಯಾನ ಅಂದ್ರೆ ಶ್ರೀ ಮಧ್ವಾಚಾರ್ಯ ವ್ಯಾಖ್ಯಾನ ಹೊರತು ಮತ್ತೊಬ್ಬರು ವ್ಯಾಖ್ಯಾನ ಇಲ್ಲ. ಅಂದ್ರೆ ಎಂಥ ಸಲೀಸು, ವೇದಕ್ಕೆ ಅರ್ಥ ಬರೆಯೋದು ಭಾರಿ ಕಷ್ಟ. ಆಚಾರ್ಯ ಪದ್ಯದಲ್ಲಿ ಬರೀತಾರೆ ಅಂದ್ರೆ ಆಟ ಆಡ್ ಕಂದುಕ ಸುದ್ದಿ ಬರದ ಬರೀತಾರೆ ಅಂತ ಅರ್ಥ ಆಚಾರ್ಯ. ಅಂತ ಮಾಸ್ಟ್ರಿ ಆಚಾರ್ಯರು ಪರ್ಫೆಕ್ಟ್ ಆಗಿ ಹೇಳ್ತಾ ಹೋಗ್ತಾರೆ. ಅದೆಲ್ಲ ನಾವು ಓದಿ ತಿಳ್ಕೋಬೇಕು. ಇನ್ನು ಮುಂದೆ ಆಚಾರ್ಯರು ಬರೆದಿದ್ದು ಸೂತ್ರ ಪ್ರಸ್ಥಾನಕ್ಕೆ ಬಂದ್ರೆ ನಾಲ್ಕನಂತ ಭಾಷ್ಯ, ಆದಮೇಲೆ ಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅಣುಭಾಷ್ಯ ಮತ್ತು ನ್ಯಾಯವರ್ಣ ನಾಲ್ಕನ್ನು ಬರೀತಾರೆ. ಭಾಷ್ಯದ ಪರ್ಪಸ್ ಎಲ್ಲ ಸೂತ್ರಾರ್ಥ ಹೇಳು. ಅನುವ್ಯಾಖ್ಯಾನ ಬರೆದಿದ್ದೇ ದೊಡ್ಡ ವಂಡರ್. ವಿಶ್ವದಲ್ಲಿ ಆ ರೀತಿ ಬರೆಯಲ್ಪಟ್ಟ ಗ್ರಂಥ ಅಂದ್ರೆ ಅನುವ್ಯಾಖ್ಯಾನ ಒಂದೇ. ಇನ್ಯಾವ ವಾಮಯ ರಾಶಿಗಳು ಆ ರೀತಿ ಗ್ರಂಥ ಬಂದಿಲ್ಲ. ಆ ಕಾಲಕ್ಕೆ ಗ್ರಂಥ ಬರೆದ್ರು ಸಿಗ್ಬಹುದು ಬೇಕಾದ್ರೆ. ಅದು ಏಕಕಾಲಕ್ಕೆ ನಾಲ್ಕು ಅಧ್ಯಾಯವನ್ನ ಹೇಳಿ ಬಳಸೋದ್ರ ಸಾಮಾನ್ಯನ. ಸ್ವಾಮಿ ಇನ್ನೊಂದು ಗ್ರಂಥ ಬೇಕು ಅಂತ ಇಂಪ್ರೂವ್ಮೆಂಟ್ ಆಚಾರ್ಯ ಕೇಳಿದ್ರು. ತಕ್ಷಣ ಆಚಾರ್ಯ ಏನ್ ಮಾಡಿದ್ರು, ಆ ಕುತ್ಕೊಂಡು ವ್ಯಾಖ್ಯಾನ ಕೊಡಿಸಿ, ಶಿಷ್ಯನ ಕೂಡಿಸಿ ಬರ್ಕೊಡಿ ಅಂತ ಹೇಳಿದ್ರು. ಆ ಕ್ಷಣಕ್ಕೆ ತಯಾರಾಗಿ ಹೇಳೋದು ಕಷ್ಟ, ಮಾಡಿದಾಗ ಬಳಸ್ಬೇಕಾದ್ರೆ ಏನೇನೇ ಆಗ್ತದೆ ಓಡಾಡ್ತಿರ್ತಾರೆ, ಅಷ್ಟಪ್ತ ಆಗ್ತಿರ್ತದೆ. ಆ ಕ್ಷಣಕ್ಕೆ ನಾರಾಯಣ ಲಿಖನ ಪೂರ್ಣ ಗುಣ ಈ ಕದೇಹಂ ನಿರ್ದೋಷ ಆಪ್ಯತಮ ಬೆಕರೇಸ್ತು ವಾಕ್ಯೈ ಅಶೋದ್ಧ ವಾದಿತ ವಶೇಷ ವಿಶೇಷ ತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಾಮ. ಶುರು ಮಾಡಿದ್ದು ಹೇಳಿದ್ದು ಹೇಳಿದ್ದೇನೆ. ಎಷ್ಟೆತ್ತಿಳಿತಾನೆ ಹೇಳ್ತಾನೆ, ನಾನ್ ಸ್ಟಾಪ್ ಹೇಳ್ತಾರೆ. ಬಂದೇ ಶಿಷ್ಯನ ಒಂದೇ ಅಧ್ಯಾಯ, ಎರಡನೇ ಎಣ್ಣೇ ಅಧ್ಯಾಯ, ಮೂರನೇ ಅಧ್ಯಾಯ, ನಾಲ್ಕನೇ ಅಧ್ಯಾಯ. ಎಂಥ ಆಶ್ಚರ್ಯ, ಶಿಷ್ಯರಿಗೆ ಓವರ್ಲ್ಯಾಪ್ ಆಗಬಾರ್ದು. ಆ ಚಾನಲ್ ನೋಡ್ಬೇಕಾದ್ರೆ ಒಂದೇ ಚಾನಲ್ ಕಾಣಬೇಕಲ್ಲ, ಆ ಶಿಷ್ಯರಿಗೆ ಅದೊಂದೇ ಕೇಳಿಸ್ಬೇಕು, ಅದೊಂದೇ ಕೇಳಿಸ್ಬೇಕು. ನಾಲ್ಕು ಅಧ್ಯಾಯ ಇದೆ, ಮರೆಸ್ಬಿಟ್ರು. 1919 ಶ್ಲೋಕ ನಾನ್ ಸ್ಟಾಪ್ ಬರೆಸ್ತಾರೆ ಆಚಾರ್ಯ. ಎಂಥ ವೈಭವ ಇದೆಲ್ಲ ಮಕ್ಕಳಿಗೆ ಹೇಳಿದರೆ ನಮ್ಮ ಆಚಾರ್ಯ ಬೇರೆ ಕಡೆ ಯಾರಾದ್ರು ಹೋಗ್ತಾರಾ? ಸಾಧ್ಯನೇ. ಆಚಾರ್ಯ ಬಗ್ಗೆ ಏನು ತಿಳ್ಕೊಂಡಿಲ್ಲ ನಾವು, ಏನೇನು ಹೇಳಿದ್ದು ಆಚಾರ್ಯರ ಬಗ್ಗೆ. ಬಾಲಸಂಗಮಿ ಬೋಧಯ ದೃಶ್ಯಂ ದುರ್ನಿರೂಚ ದುರ್ನೂಪಚರಂಚ ಪಂಡಿತ. ಆಚಾರ್ಯ ಗ್ರಂಥಗಳು ಹಾಗೇನೆ, ಕೆಲವು ಪ್ರಕರಣಗಳೆಲ್ಲ ಬಾಲಸಂಗಮಿ ಬೋಧಯ ದೃಶ್ಯಂ, ಅನುವ್ಯಾಖ್ಯಾನಾದಿಗಳೆಲ್ಲ ದುರ್ನಿರೂಪ ವಚನಂಚ ಪಂಡಿತ. ಅಂದ್ರೆ ಆ ಗ್ರಂಥಗಳಲ್ಲಿ ಒಂದೇ ಗ್ರಂಥನು ಎರಡು ಏಕಕಾಲಕ್ಕೆ. ತತ್ವ ಸಂಖ್ಯಾನ ಸ್ವತಂತ್ರೋ ಭಗವಾನ್ ಎಲ್ರಿಗೂ ಅರ್ಥ ಆಗಲ್ಲ. ಸ್ವತಂತ್ರ ಅಂದ್ರೆ ಏನು ಟೀಕಾವುದರೇ ಅರ್ಥ ಆಗಲ್ಲ. ಮತ್ತೆ ಬಾಲಸಂಗಮಿ ಬೋಧಯ ಸ್ವತಂತ್ರ ಶಬ್ದ ಎಲ್ರಿಗೂ ಅರ್ಥ ಆಗುತ್ತೆ. ಅದು ಒಳ ಒಳಕ್ಕೆ ಹೋಗಬೇಕಾದ್ರೆ ಜೈತೀರ್ಥ ಟೀಕಾ ಬೇಕಾಗುತ್ತೆ. ಪ್ರತಿಯೊಂದು ಬಾಲಸಂಗಮಿ ಬೋಧಯ ದೃಶ್ಯಂ ಇನ್ನು ತುಂಬಾ ಸರ್ ತಿಳಿತೇನೆ. ಆಚಾರ್ಯ ಇಷ್ಟೆಲ್ಲ ಗ್ರಂಥ ಬರೆದ್ರಲ್ಲ, ಎರಡು ಗುಂಪು ಮಾಡಲಿಲ್ಲ. ಇದು ನಮ್ಮಲ್ಲಿ ಫಿಸಿಕ್ಸ್ ಬೇರೆ ಬೇರೆ ತಿಳ್ಕೊಬೇಕು. ಹೈಸ್ಕೂಲ್ ಫಿಸಿಕ್ಸ್ ಬೇರೆ, ಪಿ ಯು ಸಿ ಫಿಸಿಕ್ಸ್ ಬೇರೆ, ಡಿಗ್ರಿ ಫಿಸಿಕ್ಸ್ ಬೇರೆ, ಪಿ ಜಿ ಫಿಸಿಕ್ಸ್ ಬೇರೆ, ಅನೇಕ ಬುಕ್ಸ್ ಬರೀತಾರೆ. ಅದರಲ್ಲೂ ಬಿ ಎಸ್ ಸಿ ಫಸ್ಟ್ ಇಯರ್ ಬೇರೆ, ಸೆಕೆಂಡ್ ಇಯರ್ ಬೇರೆ, ಥರ್ಡ್ ಇಯರ್ ಬೇರೆ. ಮತ್ತೆ ಆಚಾರ್ಯರು ಭಾಷ್ಯನ ಭುವನೇಶ್ವರಿ ಬೇರೆ, ದೇವತೆಗಳಿಗೆ ಬೇರೆ, ಋಷಿಗಳಿಗೆ ಬೇರೆ, ಮನುಷ್ಯರು ಸ್ವಾಮಿಗಳಿಗೆ ಬೇರೆ, ಋಷಿಗಳಿಗೆ ಯತಿಗಳಿಗೆ ಬೇರೆ, ಆಮೇಲೆ ಗೃಹಸ್ಥರಿಗೆ ಬೇರೆ ಅಂತ ಬರಲಿಲ್ಲ. ಒಂದೇ ಒಂದು ಭಾಷ್ಯ ರುದ್ರಾದಿ ದೇವತೆಗಳ ನಡೆದು ನಮ್ಮವರಿಗೆ ಒಂದೇ ಟೆಕ್ಸ್ಟ್ ಅಂತ. ಎಂತ ಒಳ್ಳೆದಿರ್ಬೇಕು ಲೆಕ್ಕ ಹಾಕಿ. ಆ ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವ ಮನೋವಿರಾವತ್ತ ಎಂದೇ ಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷ ಮೇತೆ ಭಜಂತೆ ಸದೇತಿ. ಭಾತನ ಅವನೇ ಹೇಳ್ತಾರೆ, ಚಿಕ್ಕ ಕರೋಮಿ ಮಂದಬುದ್ಧೀನಾಂ ಭೂತಾನಾಂಚೋಪಕಾರಿಕಾಂ. ಮಂದಬುದ್ಧಿಯವರಿಗೆ ತಿಳಿಬೇಕು, ಜ್ಞಾನಿಗಳಿಗೆ ತಿಳಿಬೇಕು. ಆದರೆ ಹೇಳ್ತಾರೆ ಇದೇ ಸಂಕ್ಷೇಪ, ಇದೇ ವಿಸ್ತಾರ. ಯಾಕೆ? ತದ್ವಿಶೇಷ ಪ್ರಭೇದಿನ ಇದೇ ವಿಸ್ತಾರ, ಇಲ್ಲೋರು ಇದೇ ಆರಂಭ. ಈ ರೀತಿ ಬರಲಿ ಕ್ಯಾರಿ ಬರುತ್ತೆ ಲೆಕ್ಕ ಹಾಕಿ. ಯಾತಕ್ಕೆ? ಭಾರತೀ ರಮಣ ಒಂದೇ ವಾಕ್ಯದಲ್ಲಿ ಹೇಗೆ ಬೇಕಾದ್ರೂ ಬರೀಬಲ್ಲರು. ಎಂತ ರುದ್ರದೇವರಿಗೆ ಅರ್ಥ ಆಗಬೇಕು, ಸಾಮಾನ್ಯರಿಗೆ ಅರ್ಥ ಆಗಬೇಕು. ಸಾಮಾನ್ಯರಿಗೆ ಅರ್ಥ ಆಗಬಾರ್ದು, ಅವರಿಗೆ ಅರ್ಥ ಆಗಬೇಕು. ಅವರೆಲ್ಲ ಅರ್ಥ ಮಾಡಿಕೊಂಡು ಇನ್ನೂ ಅರ್ಥ ಇದೆ ಅಂತ ಅಂತಿರ್ಬೇಕು. ತಿಳ್ಕೊಬಿಡ್ತಾ ಇದ್ದಾರೆ, ಬರೀತಾರೆ. ಭಾಷೆಗೆ ಅರ್ಥ ಬರಿತಿದ್ದೇನೆ, ಆಚಾರ್ಯ ಹೇಳಿದ್ದಾರೆ ಅಂತೇಳಿ. ಆದರೆ ಬರೆಯೋಕೆ ನಂದಲ್ಲ. ಸಹಸ್ರಾರ್ಥಸ್ಯ ಭಾಷ್ಯಸ್ಯ, ಭಾಷೆಗೆ ಸಾವಿರಾರು ಅರ್ಥ ಇದೆ, ನಾವು ಒಂದು ಹೇಳೋದು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಆ ಒಂದನ್ನು ಓದೋದು ನಮಗೆ ಕಷ್ಟ ಅಂತ ತಿಳ್ಕೊಂಡ್ರೆ ಆಚಾರ್ಯ ಶೈಲಿ ಹೇಗಿರಬಹುದು? ಅತಿ ಚಿಕ್ಕ ಇದಕ್ಕೆ ಅಷ್ಟು ಅರ್ಥ ಇರೋದು. ಒಂದು ವೈಶಿಷ್ಟ್ಯವನ್ನು ತೋರಿಸ್ತಾ ಆಚಾರ್ಯ ಹೇಳ್ತಾರೆ, ನಮ್ಮ ಗ್ರಂಥ ಇರಲಿ, ವೇದವ್ಯಾಸ ಗ್ರಂಥಗಳನ್ನು ನೋಡಿ ನೀವೀಗ. ಅವರು ಮಹಾಭಾರತ ನೋಡಿ, ವೇದಗಳನ್ನು ನೋಡಿ. ಈ ಪರಿಕ್ರಮ ಯಾರು ಕೊಟ್ಟಿದ್ರು? ಈ ಪರಿಕಲ್ಪನೆಯನ್ನ ತ್ರಯೋರ್ಥ ಸರ್ವ ವೇದೇಶು ದಶಾರ್ಥ ಸರ್ವ ಭಾರತ ವಿಷ್ಣು ಸಹಸ್ರ ನಾಮಾಪಿ ನಿರಂತರ ಶತಾರ್ಥಕ. ವೇದಗಳಿಗೆ ಅತಿ ಕಡಿಮೆ ಅಂದ್ರೆ ಮೂರರ್ಥ, ಮಹಾಭಾರತಕ್ಕೆ ಅತಿ ಕಡಿಮೆ ಅಂದ್ರೆ ಹತ್ತರ್ಥ, ವಿಷ್ಣು ಸಹಸ್ರಕ್ಕೆ ಅತಿ ಕಡಿಮೆ ಅಂದ್ರೆ ನೂರರ್ಥ. ಒಂದರ್ಥನೂ ತಿಳ್ಕೊಳ್ಳೋ ಜನಗಳಿದ್ದಾರೆ, ಅರ್ಥ ಇಲ್ಲ ಅಂತ ಹೇಳಿದ ಜನಗಳಿದ್ದಾರೆ. ಈ ಅರ್ಥ ಹೇಳಿದಾಗ ಜಗತ್ತಿಗೆ ಆಶ್ಚರ್ಯ ಆಗುತ್ತೆ. ಏನು ಸ್ವಾಮಿ ವೇದಕ್ಕೆ ಮೂರರ್ಥನ? ಹೌದು. ಮಹಾಭಾರತಕ್ಕೆ ಹತ್ತರ್ಥನ? ಹೌದು. ಹೆಚ್ಚಲ್ಲ ಕಡಿಮೆ ಎಂದರೆ ಅಂತೇಳಿ ಬಿಟ್ಟು ಸಾವು ನೂರರ್ಥನ ಸ್ವಾಮಿ ಹೇಳಿಬಿಡ್ತೀರಾ ಅಂದ್ರೆ ಆಚಾರ ಕಷ್ಟ ಹೇಳ್ತೀನಿ ಅಂತ ಹೇಳ್ತಾರೆ. ಆಚಾರ ಹೇಳಬೇಕಾಗಿಲ್ಲ, ಪ್ರಮಾಣ ಕೊಟ್ಟರೆ ಸಾಕಾಗಿತ್ತು. ಇದು ಸ್ಕಾಂದ ವಚೋ ಯಸ್ಮಾತ್ ಅಂತ ಹೇಳ್ತಾರೆ, ಸಾಕಾಗಿತ್ತು. ಅರ್ಥ ಹೇಳಕ್ಕೆ ಶುರು ಮಾಡ್ತಾರೆ, ನಾ ಹೇಳಿದ್ರೆ ಒಪ್ಪಿಸಿದ್ರೆ ಸಾಕು ಅಂತ ಹೇಳ್ತಾರೆ. ಮಧ್ವೇಜೆ ಕೇಳಿರ್ತೇವೆ, ಒಪ್ಪಿಸಕ್ ಆಗ್ಲೇ ಇಲ್ಲ. ಈ ಮೂಲಕ ಆಚಾರ್ಯರು ತಮ್ಮ ಮಹಿಮೆ ತೋರಿಸಿದ್ರು ಅಲ್ಲ, ವಿಷ್ಣು ಸಹಸ್ರನಾಮ ನೋಡಿ, ಅದಕ್ಕೆ ನೂರರ್ಥ. ಒಂದೊಂದಕ್ಕಿದೆಯಲ್ಲ, ಶಿವ ಸಹಸ್ರನಾಮ ಇದೆ, ದುರ್ಗಾ ಸಹಸ್ರನಾಮ ಇದೆ, ಎಲ್ಲರ ಸಹಸ್ರನಾಮ ಇದೆ, ವಿಷ್ಣು ಸಹಸ್ರನಾಮನೂ ಇದೆ, ಎಲ್ಲರಿಗೂ ಸಾವಿರ ನಾಮ ಇದೆ ಅಂದ ಮೇಲೆ ಎಲ್ಲರೂ ಈಕ್ವಲ್ ಅಂತ ಕರಿಬಹುದಾ? ಎಲ್ಲ ಬರೋದಿಲ್ಲ ಅಂತ ಹೇಳಿ. ಅವರ ಸಾವಿರ ನಾಮಕ್ಕೆ ಒಂದೊಂದಕ್ಕೆ ನೂರರ್ಥ ಇಲ್ಲ. ವಿಷ್ಣು ಸಹಸ್ರ ಒಂದೊಂದಕ್ಕೆ ನೂರರ್ಥ ಇದೆ ಅಂದ್ರೆ ಯಾವ ದೊಡ್ಡದಾಯ್ತು ಲೆಕ್ಕ ಹಾಕಿ ಈಗ? ಆದ್ರೆ ವಿಷ್ಣು ಸರ್ವೋತ್ತಮ ಅಂತ ಹೇಳಿ. ಇಲ್ಲೇ ಸಮಸ್ಯೆ, ಒಂದೇ ನಾಮ ಅಂತೀರಿ, ಅರ್ಥ ಬೇರೆ ಅಂತೀರಿ, ಹೇಗೆ ಸಾಧ್ಯ ಇದು? ಸಾವಿರ ನಾಮ ಸಾವಿರ ಹೆಸರು ಅಂದ್ರೆ ಮುಗಿದೋಯ್ತಲ್ಲ ಅಂತ ಕೇಳಿದ್ರು ಆಚಾರ್ಯ ಹೇಳ್ತಾರೆ. ಸಾಧ್ಯ ನಾಮ ಅರ್ಥ ಆಗೋದು ಬಿಟ್ಬಿಡಿ, ಗ್ರಾಮ್ ಅರ್ಥ ಆಗುತ್ತಲ್ಲ. ಒಂದು ಗ್ರಾಮ್ ಚಿನ್ನ, ಒಂದು ಗ್ರಾಮ್ ಬೆಳ್ಳಿ, ಒಂದು ಗ್ರಾಮ್ ಅದೇ ಒಂದು ಗ್ರಾಮೆ, ಮತ್ತೆ ಒಂದು ಗ್ರಾಮ್ ಕಬ್ಬಿಣ, ಮೂರು ಒಂದೇ ಲೆಕ್ಕ ಇಟ್ಕೊಂಡಿರೋಣಂತೆ. ನಾಮ ಗ್ರಾಮ ಅಷ್ಟೇ, ಒಂದೊಂದು ಗ್ರಾಮ ಬೆಳ್ಳಿಗೆಷ್ಟು, ಬಂಗಾರಕ್ಕೆಷ್ಟು, ಇದಕ್ಕೆಷ್ಟು ವ್ಯತ್ಯಾಸ ಇದೆ? ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ರೆ ಚಿನ್ನ, ಚಿನ್ನ ಅಂದ್ರೆ ಸೂಪರ್ ಚಿನ್ನ, ಜಾಂಬೂನದ ಅಂತ ಕರಿಬೇಕು. ದೇವದೃಷ್ಟಿ ಅಂದ್ರೆ ಜಾಂಬೂನದ ಅಂತ ಕರಿಬೇಕು. ಚಿನ್ನದ ವೆರೈಟಿ ಹೇಳಿದ್ರು ಮಧ್ವಾಚಾರ್ಯನೇ, ಜಾಂಬೂನದ ಅಂತ ಬೇರೆ, ಹಾಟಕ ಅಂದ್ರೆ ಬೇರೆ, ಹೆಸರುಗಳು ಕೊಡ್ತಾ ಹೋಗ್ತಾರೆ. ಅಂತ ಚಿನ್ನ ಅಂದ್ರೆ ವಿಷ್ಣು ಸಹಸ್ರನಾಮ. ಕೆಲವು ದೇವತೆ ಬೆಳ್ಳಿ ಇದೆ, ಅದಕ್ಕೆ ಸ್ವಲ್ಪ ಅರ್ಥ, ಇನ್ನೊಂದು ಇನ್ನೂ ಕಡಿಮೆ. ಕೆಲವೊಂದು ಬಾಬಾಗಳು ಮಾಡಿರ್ತಾರಲ್ಲ, ಅವು ತುಕ್ಕೆಟ್ಟ ಕಬ್ಬಿಣ ಇದ್ದಾಗ, ತುಕ್ಕೆಡದ ಕಬ್ಬಿಣ ಇದ್ದಾಗ ಬಿಸಾಕ್ಬಿಡ್ಬೇಕಷ್ಟೇ, ಇದರನ್ನೆಲ್ಲ ನೋಡಿ. ಇದೆಲ್ಲ ಯೋಚನೆ ಮಾಡಿದರೆ ಒಂದೇ ಇದಕ್ಕೆ ಅರ್ಥ ವ್ಯತ್ಯಾಸವಾಗುತ್ತ ಅಂದ್ರೆ ಖಂಡಿತ. ಇನ್ನು ಸ್ವಲ್ಪ ಯೋಚನೆ ಮಾಡಿ, ಚೆಕ್ ಬರ್ಕೊಡ್ತಾರೆ. ಚೆಕ್ ಬುಕ್ ಸೈಜು 10 ರೂಪಾಯಿ ಬೇರೆ ಸೈಜು, 100 ರೂಪಾಯಿ ಬೇರೆ ಸೈಜು ಅಂತ ಮಾಡಿರೋದಿಲ್ಲ. ಲಕ್ಷ ರೂಪಾಯಿ ಬರಲಿಕ್ಕೂ ಬರುತ್ತೆ ಚೆಕ್, ಲಕ್ಷ ರೂಪಾಯಿ ಬರಲಿಕ್ಕೆ ಬರುತ್ತೆ, 1 ರೂಪಾಯಿ ಬರಲಿಕ್ಕೂ ಬರುತ್ತೆ. ಸೈಜ್ ಮಾತ್ರ ಒಂದೇನೆ. ಸೊ ಒಂದೇ ನಾಮಕ್ಕೆ 100 ಅರ್ಥ, ಲಕ್ಷ ಅರ್ಥ ಇರ್ಬೋದು, ಒಂದು ಇಲ್ಲದೆ ಇರ್ಬೋದು. ಖಾಲಿ ಕೊಟ್ಟು ಹೊಡೆದಾಕಿ ವಾಪಸ್ ಬಂದು ಬರ್ಬೋದು ಬೇಕಾದ್ರೆ. ಅಂದ್ರೆ ಒಂದೇ ಚೆಕ್ ಸೈಜ್ ವೇರಿ ಆಗ್ರೇನೆ, ಹೇಗೆ ಅದ್ರ ಬೆಲೆ ವೇರಿ ಆಗುತ್ತೋ, ನಾಮಗಳ ಸಂಖ್ಯೆ ವೇರಿ ಆಗದೇನೆ ಅರ್ಥ ವೇರಿ ಆಗುತ್ತೆ ಗೊತ್ತಾಯ್ತಾ. ಇನ್ನು ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಹೇಳಿದ ಮಾತು ಸಲೀಸಾಗಬೇಕು ತಿಳಿಯುತ್ತೆ. ಇನ್ನು ಆಚಾರ್ಯರು ಮಾಡಿದ ಹತ್ತೊಂದು ಹೊಸ ಕ್ರಾಂತಿ ಇಟ್ಟೆಲ್ಲ ಅದ್ಭುತಗಳ ಸುರಿಮಳೆ ಮಾಡ್ತಾ ಓಂಕಾರದ ಬಗ್ಗೆ ಅವರು ಪರಿಕಲ್ಪನೆ ಕೊಟ್ಟರಲ್ಲ ಅದನ್ನಂತೂ ಯಾರು ಊಹೆ ಮಾಡಕ್ಕೆ ಸಾಧ್ಯನೇ ಇರಲಿಲ್ಲ. ಓಂಕಾರ ಒಂದಕ್ಷರ ಅಂತ ತಿಳ್ಕೊಂಡು ಜನ ಇದ್ರು, ಆದ್ರೆ ಮೂರು ಅಂತ ತಿಳ್ಕೊಂಡವ್ರು ಇದ್ರು, ಅದನ್ನು ಎಂಟು ಅಂತ ಆಚಾರ ಹೇಳಿದ್ರು. ಆಮೇಲೆ ಹೇಳ್ತಾರೆ ಎಂಟಲ್ಲ, ಬೆಳೀತಾ ಬೆಳೀತಾ ಹೋಗುತ್ತೆ 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 ಅನಂತ ಮಾತ್ರ ಅಂತ ಉದಾಹರಣ. ಒಂದು ಓಂಕಾರದೊಳಗೆ ಅನಂತ ಅಕ್ಷರಗಳಿವೆ. ಇದನ್ನು ಕೇಳಿದಾಗ ಜನಗಳಿಗೆ ಏನು ಆಶ್ಚರ್ಯಗಳು ಆಶ್ಚರ್ಯ ಸಾಕು. ಓಂಕಾರ ಒಂದು ಸಾಕು ಆಚಾರ್ಯ ಚಿಂತನೆಗೆ. ಓಂಕಾರದ ಅಷ್ಟಾಕ್ಷರ, ಅದು ಐವತ್ತೊಂದು ಅಕ್ಷರ, ಅದರಿಂದ ವ್ಯಾಕೃತಿಗಳು, ನಾರಾಯಣಾಕ್ಷರ ಮಂತ್ರ, ಉಳ್ಸೂಕ್ತ, ಮೂರು ವೇದಗಳು ಆ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಏನು ಆಶ್ಚರ್ಯ ಅಂದರೆ ಅದು ಕೇಳೋದಕ್ಕೆ ನಮಗೆ ಸೈನ್ಸ್ ಗೊತ್ತೇ ಆಶ್ಚರ್ಯ. ಇವತ್ತು ಯಾವ ಸೈನ್ಸ್ ಅಷ್ಟು ಆಶ್ಚರ್ಯ ಹುಟ್ಟಿಸೋದಿಲ್ಲ, ಅದು ಆಶ್ಚರ್ಯ ಹುಟ್ಟಿಸ್ತಾರೆ ಆಚಾರ್ಯರು. ಇದೆಲ್ಲ ಆಧುನಿಕ ಜಗತ್ತಿಗೆ ನೋಡಿ ನೀವೀಗ ಒಂದು ಇಷ್ಟೊಳಗೆ ಅಷ್ಟಿರುತ್ತಾ ಸ್ವಾಮಿ ನಮ್ಮ ಆರ್ಗ್ಯುಮೆಂಟ್ ಮನೆ ಇಷ್ಟೊಳಗೆ ಅಷ್ಟಿರುತ್ತಾ ಅಂತ ಕೇಳಿದರೆ ಯಾಕಿರೋದಿಲ್ಲ? ಈ ಕಂಪ್ಯೂಟರ್ ಬಂದ್ಮೇಲೆ ಯೋಚನೆ ಮಾಡಾಗಿಲ್ವೇ ಇಲ್ಲ? ಐದಾರು ಗಂಟೆ ಕೆಲಸ ಮಾಡಿರ್ತಾನೆ, ಒಂದು ಪೆಂದ್ರೆ ಇಷ್ಟೇ ಪೆಂದ್ರೆ ಹಾಕೊಂಡು ಹೋಗ್ಬಿಡ್ತಾನೆ ಆ ಕಡೆಗೆ. ಬಿಟ್ಬಿಡಿ, ಅದು ಸಿಮ್ ಕಾರ್ಡ್ ತಗೊಳ್ಳಿ, ಇಷ್ಟಿರು ಸಿಮ್ ಕಾರ್ಡ್ ಏನಿರುತ್ತೆ ಗೊತ್ತಾ ಅವ್ರಿಗೆ? ಜಗತ್ತು ಇತಿಹಾಸ ಹಾಕ್ಬಿಡುದು ಕಂಪ್ಲೀಟ್ ಆಗಿ. ಇಂಟರ್ನೆಟ್ ಸಮೇತ ಬರ ಮಾಡಿಬಿಟ್ಟಿದ್ದಾರೆ ಒಂದು ಇಷ್ಟು ಸಿಮ್ ಕಾರ್ಡ್ ಅದೇ ಈಗ ಇರ್ತದೆ. ಜಗತ್ತಿನ ಹೈಯೆಸ್ಟ್ ದೊಡ್ಡ ಗ್ರೇಟೆಸ್ಟ್ ಸಿಮ್ ಕಾರ್ಡ್ ಅಂದ್ರೆ ಓಂಕಾರ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಸಿಮ್ ಕಾರ್ಡ್ ಹಾಕಲು ಸಾಧ್ಯ ಇಲ್ಲ. ಬೇಕಾದ್ರೆ ಸಿಗುತ್ತೆ, ಏನು ಬೇಕಾದ್ರೆ ಸಿಗುತ್ತೆ ಅಷ್ಟೇ. ಅಂತ ಅರ್ಥ ಗೊತ್ತಿದ್ರೆ ಏನಂತ ಕರಿಬೇಕು ಅಂತ? ಮುನಿ ಅಂತ ಕರಿಬೇಕು. ಓಂಕಾರೋ ವಿದಿತೋ ವೇದ ಸಮುರಿಯರು ನೇತಾರೋ ಜನ. ಓಂಕಾರ ತಿಳ್ಕೊಂಡು ಮುನಿ ಅಂತ ಕರಿಬೇಕು. ಅವ್ರು ಯಾರು ಅಂದ್ರೆ ಆನಂದ ತೀರ್ಥ ಮಹಾಮುನಿರಾಜ ಆಚಾರ ಮುನಿ ಅಂತ ಯಾತ ಕರೀತಾರೆ. ಓಂಕಾರ ಎಲ್ಲ ಗೊತ್ತಿದ್ದವ್ರು ಆಚಾರ ಒಬ್ಬರೇ. ನೀವು ಏನಂತ ಆಚಾರ ಮುನಿಗಳು ಅಂತ ಹೇಳಿದ್ರೆ ಯಾವ ಅರಣ್ಯದಲ್ಲಿದ್ರು, ವಾಲ್ಮೀಕಿ ಮುನಿಗಳು ಆಮೇಲೆ ಅಂತ ಕೇಳೋದಕ್ಕೆ ಹೋಗ್ಬೇಡಿ. ಓಂಕಾರ ತಿಳಿದ ಮುನಿಗಳು ಅಂದ್ರೆ ಅವರೊಬ್ಬರೇ ಮುನಿಗಳೇ ಹೊರತು ಮತ್ತೊಬ್ಬರಲ್ಲ. ಆಚಾರ ಹೇಳ್ತಾರೆ, ಎಷ್ಟು ಕಡೆ ಹೇಳ್ತಾರೆ ಗೊತ್ತಾ ಆಚಾರ್ಯರು ಮುನಿಗಳು ಅನ್ನೋ ಮಾತಿನಲ್ಲಿ ಅವ್ರು ಎಷ್ಟು ಸ್ವರೂಪವನ್ನೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಆಚಾರ್ಯ ಮುನಿ ಅಂತ ಕರ್ಕೊಳ್ಳೋದು ಒಂದೇ, ತವಾಯಿದೇವರು ಅಂತ ಹೇಳ್ಕೊಳ್ಳೋದು ಒಂದೇ. ಇದಕ್ಕೆ ಅನೇಕ ಕೆಲಸಗಳನ್ನು ಮಾಡ್ತಾ ಬಂತು ಶ್ರೀಮದಾಚಾರ್ಯರ. ಮತ್ತೊಂದು ವೈಶಿಷ್ಟ್ಯ, ಅನುವ್ಯಾಖ್ಯಾನ ಬರೀಲಿ, ಬ್ರಹ್ಮಸೂತ್ರ ಭಾಷ್ಯ ಬರೀಲಿ, ಕೊನೆಗೆ ಎಷ್ಟೇತ್ರ ಹಿಡಿದಾನೆ ಹೇಳ್ತಾರೆ. ನಮಗೊಂದು ಭಾರಿ ಯೋಚನೆ, ತಮ್ಮ ಸ್ವರೂಪ ಯಾಕೆ ಹೇಳ್ಕೋಬೇಕಾಗಿತ್ತು ಅಂತ ಪ್ರಶ್ನೆ. ಇದೊಂದು ಒಳ್ಳೆ ಪ್ರಶ್ನೆ, ಸ್ವರೂಪ ಯಾಕೆ ಹೇಳ್ಕೋಬೇಕಾಗಿತ್ತು? ಅವ್ರನ್ನ ಹೇಳ್ತೀರಿ ಉತ್ಸೂತ್ರ ಅಂತ ಅವ್ರು ಹೇಳ್ತೀರಿ. ನೀವೀಗ ಅಧ್ಯಾಸ ಭಾಷೆ ಬರೀತಾರೆ ಅವರು, ಉತ್ಸೂತ್ರಿತ ಅಂತ ಕರೀತಾರೆ. ಅದು ಸೂತ್ರ ಇಲ್ವೇ ಇಲ್ಲ ಸೇರಿಸಿ ಬರೀತೀರಿ ಅಂತ ಹೇಳ್ತಾರೆ. ನೀವು ಸ್ವರೂಪ ಹೇಳ್ಕೊಂಡು ಸರಿ ಅಲ್ವಾ, ತಪ್ಪಲ್ವಾ ಅಂತ ಏನು ಹೇಳ್ಬೇಕು? ಅದಕ್ಕೆ ಆಚಾರ ಹೇಳ್ತಾರೆ, ಇಲ್ಲ ಇಲ್ಲ ಸೂತ್ರದಲ್ಲಿ ಅದು ಕೂಡ ಭಾಷೆನೇ ಅಂತ ಹೇಳ್ತಾರೆ. ನಾವು ಬರೆದು ನಾವು ಸ್ವರೂಪ ಹೇಳ್ಕೊಂಡದ್ದು ಭಾಷೆನೇ ಅದು ಅಂತ. ಇದೇನಿದೆ ಸ್ವರೂಪ ಭಾಷೆಯಲ್ಲಿ ಬಂದು ಮೂಲದಲ್ಲಿದೆ ಅಂತ ಹೇಳಿ? ಹೌದು. ಅನಾವೃತ್ತಿ ಅನಾವೃತ್ತಿ, ಅನ ಅಂದ್ರೆ ಮುಖ್ಯ ಪ್ರಾಣ, ಆವೃತ್ತಿ ಅಂದ್ರೆ ಭಾಷ್ಯ, ಇದು ಅನರ ಆವೃತ್ತಿ. ಅನರ ಆವೃತ್ತಿ ಅಂತ ವೇದವ್ಯಾಸ ಹೇಳಿದ ಮೇಲೆ ಅದು ಏನ್ ಮಾಡ್ಬೇಕು? ನಾವೀಗ ತಮ್ಮ ಸ್ವರೂಪ ಹೇಳ್ಕೋಬೇಕಲ್ಲ, ತಾವೇ ಅನ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರವಾಗಿ ಎಷ್ಟೇ ತಿಳಿದಾನೆ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಯೋಚನೆ ಮಾಡ್ಬೇಕು, ನಮ್ಗೆ ಅರ್ಥ ಆಗುತ್ತೆ. ಆಚಾರ್ಯರು ಪಾಠ ಹೇಳ್ತಾ ಕೂತಿದ್ದಾರೆ, ಶಿಷ್ಯರು ಕೇಳಿದ್ರು, ಸ್ವಾಮಿ ನಿಮ್ಮ ಇಂಥ ಗ್ರಂಥಕ್ಕೆ ಯಾರು ವ್ಯಾಖ್ಯಾನ ಬರೀತಾರೆ ಅಂತ ಕೇಳಿದ್ರು. ಬಟ್ ಆಚಾರ್ಯ ಏನ್ ಮಾಡಿದ್ರು? ವ್ಯಾಖ್ಯಾಸತ್ಯೇಶ ಗೋರಾಟ್ ಹೇಳಿದ್ರು, ಕಥೆ ನಮಗೆ ಗೊತ್ತಿದೆ, ಟೀಕರ ಇರ್ಬೋದು ನಮ್ಗೆ ಅರ್ಥ ಆಗುತ್ತೆ. ಭಾಷ್ಯ ಬರೆದ ಆಚಾರ್ಯರು ಟೀಕೆ ಯಾರು ಬರೀತಾರೆ ಅಂತ ಹೇಳಿದ್ರು, ಅರ್ಥ ಆಯ್ತಾ. ಈಗ ಸೂತ್ರ ಬರೆದ ವೇದವ್ಯಾಸದವರು ಭಾಷೆ ಯಾರು ಬರೀತಾರೆ ಅಂತ ಹೇಳ್ತಾರೆ. ಸೂತ್ರ ಬರೆದ ಭಾಷೆ ಯಾರು ಬರೀತಾರೆ? ಅಣ್ಣ ವೇದ ವಾಯುದೇವರು ಬರೀತಾರೆ ಅಷ್ಟೇ, ವಾಯುದೇವರು ಭಾಷೆ ಬರೀತಾರೆ ಅಂತ ಹೇಳಿದ್ರಿದ್ದಾರೆ. ಎಷ್ಟೇ ಪ್ರೇರಿದ್ದಾರೆ ಎಂಬುದು ಬೇರೆ ವಾಕ್ಯ ಅಲ್ಲ, ಸೂತ್ರದ ಅರ್ಥ. ಅನಸ್ಯ ಆವೃತ್ತಿ, ವೃತ್ತಿ ಅಂದ್ರೆ ವ್ಯಾಖ್ಯಾನ, ಭಾಷ್ಯ ಆ ಅಂದ್ರೆ ಸಮ್ಯಕ್ ವ್ಯಾಖ್ಯಾನ. ಯಶೋಧರು ಬರೆದರೆ ಉದ್ಯೋಗ ಇಲ್ಲ. ಅನಸ್ಯ ಆವೃತ್ತಿ, ಆ ದೃಷ್ಟಿಯಿಂದ ಆಚಾರ್ಯರ ಭಾಷ್ಯ ಒಂದೇ ಭಾಷ್ಯ ಅಂತ ವೇದವ್ಯಾಸರೇ ಹೇಳ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಾಗ ಈ ದೃಷ್ಟಿಯಲ್ಲಿ ಅನಾವೃತ್ತಿ ಶಬ್ದ ಶಬ್ದ. ಅದಕ್ಕೆ ನೀವು ಆಧಾರ ಕೊಡ್ತೀರಿ ಅಂದ್ರೆ ದಶಪ್ರಭತಿಂ ಜನ ಎಂತ ಯೋಷಣ ಶಬ್ದ ವೇದದಲ್ಲಿ ಹೇಳ್ಬಿಟ್ಟಿದ್ದಾರೆ. ಆಚಾರ್ಯ ಬಂದು ಬರೀತಾರೆ ಅಂತ ಹೇಳಿರೋದ್ರಿಂದ ವೇದವಾಕ್ಯನೇ ಆಧಾರ. ಶಬ್ದ ಅಂದ್ರೆ ವೇದವಾಕ್ಯ ಅಂತ, ವೇದವಾಕ್ಯದಲ್ಲಿ ಬಂದಿದೆ. ವಾಯುದೇವರು ಮುಖ್ಯ ಪ್ರಾಣ ದೇವರೇ, ಮಧ್ವಾಚಾರ್ಯರೇ ಭಾಷ್ಯವನ್ನು ಬರೀತಾರೆ ಅಂತ ಹೇಳೋದಕ್ಕೋಸ್ಕರ ಆಚಾರ್ಯ ಅದಕ್ಕೆ ಏನ್ ಮಾಡಿದ್ದಾರೆ ಗೊತ್ತಾ? ಅದನ್ನು ಬರೆದ ಉತ್ತರ ಬಗಲ ಮಾಡ್ತಾರೆ. ಆಮೇಲೆ ಇಲ್ಲಿಗೆ ಭಾಷ್ಯ ಮುಗಿತು, ಕೃಷ್ಣಾರ್ಪ ಹೇಳ್ತೀವಿ ಅಂತ ಅರ್ಥ. ಎಷ್ಟೇ ತಿಳಿದಿದ್ದಾನೆ ಅನಾವೃತ್ತಿ ಶಬ್ದ ಅದಕ್ಕೆ ಅರ್ಥ ಆಗಿ ಆಮೇಲೆ ತಾವು ಕೃಷ್ಣಾರ್ಪಣವನ್ನು ಮುಕ್ತಾಯ ಮಾಡ್ತಾರೆ. ಆದ್ರಿಂದ ಆಚಾರ್ಯರ ಮಾತು ಪ್ರತಿಯೊಂದು ಕೂಡ ಮೂಲ ಘಟಿತವಾದ ವಿಷಯ ಹೇಳುತ್ತೆ, ಬೇರೆ ಹೇಳೋದಿಲ್ಲ. ಇದೆಲ್ಲ ಗಮನಿಸಿರಬೇಕು. ಇಂತ ಶ್ರೀಮದ್ ಆಚಾರ್ಯರು ತಾವು ಒಂದು ಸ್ತೋತ್ರಗಳಿಂದ ಬರೀತಾರೆ, ಕೃಷ್ಣಾವೃತ ಮಹಾನವ ಬರೀತಾರೆ, ಸದಾಚಾರ ಸ್ಮೃತಿ ಬರೀತಾರೆ. ಹೆಸರಲ್ಲೇ ತಾವು ಯಾವತ್ತು ಮತ್ತೆ ಹೇಳ್ತಾರೆ ಸದಾಚಾರ ಸ್ಮೃತಿ. ಅದು ಪಾಠ ಆಗಿದೆ, ಹೆಚ್ಚೇಳೋದಕ್ಕೆ ಹೋಗೋದಿಲ್ಲ. ಸದಾಚಾರ ಸ್ಮೃತಿ, ಇದಕ್ಕೇನು ಅರ್ಥ, ಏನ್ ವಿಷಯ ಇದೆ ಅಂತ ಪ್ರಶ್ನೆ. ಏನ್ ವಿಷಯ ಇದೆ ಇದರೊಳಗೆ ಅಂತ ಕೇಳಿದರೆ ಸದಾಚಾರ ಇದೆ. ಸದಾಚಾರ ಯಾರು ಓದ್ಬೇಕಾದ ಸದಾಚಾರ ಇದೆ. ಸತಾಂ ಆಚಾರ ಸದಾಚಾರ, ಸಜ್ಜನರು ಆಚಾರ ಮಾಡಬೇಕಲ್ಲ ಅದನ್ನು ಹೇಳಿದ್ದೇವೆ. ಅಧಿಕಾರಿಗಳನ್ನು ಹೇಳಿದಾಗ ಬರೆಯಾರ ಯಾರು ಅಂತ ಕೇಳಿದರೆ ಸತ್ ಆಚಾರ, ಸತ್ಕೃತವಾದ ಆಚಾರ. ಸದಿತಿ ಪ್ರಾಣ ಮುಖ್ಯ ಪ್ರಾಣದ ನಾವು ಬರೀತಕ್ಕಂಥ ಸ್ಮೃತಿ ಇದು. ಮನುಸ್ಮೃತಿ ಇದ್ರೆ ಹೇಗೋ ಸದಾಚಾರ ಸ್ಮೃತಿ, ಮನುಸ್ಮೃತಿ ಸದಾಚಾರ ಸ್ಮೃತಿ ಬದ್ಧ ಸ್ಮೃತಿ ಅಂತ. ಆನಂದ ತೀರ್ಥ ಮುನಿನ ಪೂರ್ಣ ಪ್ರಜ್ಞೆ ಹೇಳ್ತಾರೆ, ವ್ಯಾಸವಾಕ್ಯ ಸಮುದ್ಧತಿ ಸದಾಚಾರಸ್ಯ ವಿಷಯ ಕೃತ ಸಂಕ್ಷೇಪದ ಶುಭ. ಅದಕ್ಕೆ ಹೇಳ್ಕೊಂಡಿದ್ದರೆ ಬಂದು ಸೂಚನೆ ಮಾಡಿದ್ದಾರೆ ಅಂತ ಅರ್ಥ. ಬದ್ಧಾಚಾರ ಬರೆದ ಸ್ಮೃತಿ ಇದು ಅಂತ ಹೇಳ್ತಾರೆ. ಮತ್ತೆ ನಾವು ಪ್ರತಿಯೊಂದು ಮಾತಿಗೂ ಆಧಾರ ಕೊಡೋ ಮೂಲಕವಾಗಿ ಮತ್ತೆ ಸದಾಚಾರ ಹೇಳಿದ್ರು ಸರ್ವಮೂಲನೆ. ಮತ್ತೆ ವ್ಯಾಸವಾಕ್ಯ ಸಮುದ್ಧತಿ ಭಾಷ್ಯ ಬರೆದ್ರು ವ್ಯಾಸವಾಕ್ಯ ಸಮುದ್ಧತಿ, ಅನುವ್ಯಾಖ್ಯಾನ ಬರೆದು ವ್ಯಾಸವಾಕ್ಯ ಸಮುದ್ಧತಿ, ಉಪನಿಷತ್ ಭಾಷ್ಯ ಬರಲಿ ವ್ಯಾಸವಾಕ್ಯ ಸಮುದ್ರತೇನೆ. ನಮ್ಮದೇನು ಅಲ್ಲ ಆ ದೃಷ್ಟಿಯಿಂದ ಕೂಡ ಸರ್ವಗುಲ ಅನ್ನೋ ಹೆಸರು ಸಾರ್ಥಕವಾಗಿ ಬರ್ತಾ ಇದೆ. ಕೃಷ್ಣಾವರ್ತ ಮಹಾನವೈದೆ ಎಷ್ಟು ಸುಲಭ ಶ್ಲೋಕಗಳು ಅಂದರೆ ಹೊಸ ಶೈಲಿ ನಮ್ಮಲ್ಲಿ ಆಂಥಾಲಜಿ ಅಂತ ಕರೀತಾರೆ. ಹಿಂದಿನ ಶ್ಲೋಕಗಳನ್ನ ಸಂಗ್ರಹ ಮಾಡೋ ಪದ್ಧತಿ ಅದು ಪುರಾಣಿಕ ಶ್ಲೋಕಗಳ ಆಂಥಾಲಜಿ ಅಂದರೆ ಕೃಷ್ಣಾವರ್ತ ಮಹಾನವ. ಆಚಾರ ಶ್ಲೋಕ ನಾಲ್ಕೈದಿವೆ ಅಷ್ಟೇ, ಉಳಿದರ ಸಂಗ್ರಹಗಳು. ತಾಪತ್ರಯೇಣ ಸಂತಪ್ತಂ ಯದೇತದ ಅಖಿಲಂ ಜಗತ್ ವಕ್ಷಾ ವಿಶಾಂತ ಏತಸ್ಯ ಕೃಷ್ಣಾಮೃತ ಮಹಾರಣ. ಆಚಾರ್ಯ ಶ್ಲೋಕಗಳು ಎಷ್ಟು ಪುರಾಣ ಶ್ಲೋಕಗಳು, ಒಂದು ಕಡೆಗೆ ಬೇರೆ ಬೇರೆ ಗ್ರಂಥಗಳ ಶ್ಲೋಕಗಳು, ಇನ್ನೊಂದು ಕಡೆಗೆ ಬೇರೆ ಬೇರೆ ಹೇಳಿದವರ ಶ್ಲೋಕಗಳು. ಯಮ ಶಂಕರ ಸೂತ ಎಲ್ಲ ಹೇಳ್ತಾ ವ್ಯಕ್ತಿಗಳು ಬೇರೆ ಬೇರೆ, ಪುರಾಣ ವಾಕ್ಯಗಳು ಬೇರೆ ಬೇರೆ, ಎರಡನ್ನೂ ಸೇರಿಸ್ತಾರೆ. ಈ ಮಾತನ್ನು ಯಾತಕ್ಕೆ ಸೇರಿಸ್ತಾರೆ ಅಂದ್ರೆ ಯಾವ ಪುರಾಣ ನೋಡಿದರೂ ಕೂಡ ಇದೇ ವಿಷಯ ಬಂದಿದೆ, ಯಾರು ಕೇಳಿದ್ರು ಇದೇ ಮಾತು ಹೇಳ್ತಾರೆ ಅಂತ ಭಿನ್ನ ಭಿನ್ನ ಸಾಕ್ಷಿಗಳು. ಬಹುಪ್ರಮಾಣ ಸಂವಾದಸ್ಯ ದಾಟ್ಯ ಹೇತುರೇವ, ಸ್ವಾಮಿಗಳು ಹೇಳ್ತಾರೆ, ರಾಯರು ಹೇಳ್ತಾರೆ, ವಾದಿರಾದ್ರೆ ಹೇಳ್ತಾರೆ, ಏನಾಯ್ತಾಗ ದಾಂಡ್ಯ ಶುರುವಾಗುತ್ತೆ, ಹೆಚ್ಚೆಚ್ಚು ದಾಂಡ್ಯ ಬರುತ್ತೆ. ಅದಕ್ಕೆ ಆಚಾರ್ಯರು ಎಲ್ಲಾ ದೇವತೆಗಳ ಮಾತು ಋಷಿಗಳ ಮಾತು ಒಂದೇ ಆಗಿದೆ ಅಂತ ಹೇಳೋದಕ್ಕೆ ಬೇರೆ ಬೇರೆ ಮಾತನ್ನೆಲ್ಲ ತೋರಿಸಿ ಗೀತಾ ಭಾಷೆ ಇದ್ದಾಗ ಯಾವುದಕ್ಕೆ ಯಾವ ಹೇಳ್ತಾರಲ್ಲ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಯ ಕುರುಣಂದನ ದುಷ್ಟಾಂತ ಹೇಗೆ ಕೊಡುದು. ಇಲ್ಲಿ ಸಂಗ್ರಹ ಮಾಡೋ ಕೌಶಲವನ್ನು ಆಚಾರ ತೋರಿಸಿಕೊಟ್ಟು ತುಂಬಾ ಸರಳ ಶ್ಲೋಕಗಳು ಬಹಳ ಅರ್ಥಗರ್ಭಿತವಾದ ಮಾತುಗಳು ಸೂರ್ಯಮಣೆ ಮಾಡ್ತಾರೆ. ಅದು ಬರೆಯ ಕ್ರಮ ನೋಡಿ, ಯಜ್ಞಾನ ತಪಸಾಂಚೈವ ಶುಭಾನಾಂಚೈವ ಕರ್ಮಣ ತದ್ವಿಶಿಷ್ಟ ಫಲಂ ಋಣ ಸದೈವ ಆರಾಧನಂ ಹರೇ. ನಾವು ಒಳ್ಳೆ ಪ್ರಶ್ನೆಗೆ ಉತ್ತರ ಇದೆ. ಸ್ವಾಮಿ ದೇವ್ರ ಪೂಜೆ ಮಾಡಿ ಏನು ಬರುತ್ತೆ ನಮ್ಮ ಪ್ರಶ್ನೆ, ದೇವ್ರ ಪೂಜೆ ಮಾಡಿ ಏನು ಬರುತ್ತೆ ಆಚಾರ ಹೇಳ್ತಾರೆ, ಹಾಗೆ ಕೇಳಬೇಡ. ಯಜ್ಞಾನ ತಪಸಾಂಚೈವ ಶುಭಾನಾಂಚೈವ ಕರ್ಮಣ ತದ್ವಿಶಿಷ್ಟ ಫಲಂ ಋಣ ಸದೈವ ಆರಾಧನಂ ಹರೇ. ದೇವ್ರ ಪೂಜೆ ಮಾಡಿ ಏನ್ ಬರುತ್ತೆ ಅಂತ ಕೇಳಬೇಡ, ಎಷ್ಟು ಪುಣ್ಯ ಕಾರ್ಯ ಮಾಡಿದ್ರೆ ದೇವ್ರ ಪೂಜೆ ಮಾಡೋ ಯೋಗ ಬರುತ್ತೆ ಕೇಳು ಅಂತ ಹೇಳ್ತಾರೆ. ಎಷ್ಟು ಪುಣ್ಯ ಕಾರ್ಯ ಮಾಡಿ ದೇವ್ರ ಪೂಜೆ ಮಾಡೋ ಯೋಗ ಬರಬೇಕು ನಮಗೆ. ತದ್ವಿಶಿಷ್ಟ ಫಲಂ ಋಣ ಅಂದ್ರೆ ನಾವು ಏನೋ ಯೋಚನೆ ಮಾಡಿ ಮಾಡಿ ದಾರಿ ತಪ್ಪ ಹೋಗ್ಬಿಟ್ಟಿರ್ತೇವೆ. ಆಚಾರ್ಯ ಹೇಳೋ ಕ್ರಮನೇ ಹೇಗೆ, ದೇವ್ರ ನಾಮ ಹೇಳಿ ಅಂತ ಹೇಳ್ತೀರಿ, ನಾವು ಎಷ್ಟು ಪಾಪ ಹೋಗ್ಬೋದು, ನಾವು ಟಿ ವಿ ತಗೋತೀವಿ ಎಷ್ಟು ಖರ್ಚಾಗ್ಬೋದು ನೋಡ್ತೇವೆ, ಮತ್ತೆ ಎಷ್ಟು ಪಾಪ ಬರ್ಬೋದು ಅದನ್ನ ಯೋಚನೆ ಮಾಡ್ಬೇಕು. ಆಮೇಲೆ ತಗೊಂಡ್ಮೇಲೆ ಎಷ್ಟು ಪಾಪ ಬರ್ಬೋದು, ಮಕ್ಕಳು ನೋಡ್ತಾ ಇರಲ್ಲ ಚಾನಲ್ಗಳು, ಎಷ್ಟು ಪಾಪ ಬರ್ಬೋದು ದೇವರಿಗೆ ಗೊತ್ತು. ಬಹುಶಃ ಸೊಳ್ಳೆ ಓಡಿಸ್ತಾನೆ ಪಾಪ ತರ್ತಾನೆ ಅಷ್ಟೇ, ಹಾಲು ಓಡ್ತು ಸೊಳ್ಳೆ ಹೋಗ್ಬಿಡ್ತವೆ, ಟಿ ವಿಯಿಂದ ಪಾಪಗಳು ಓಡ್ಬರ್ತಾನೆ. ಆದರೆ ನಾಮದಿಂದ ಎಷ್ಟು ಪಾಪ ಹೋಗುತ್ತೆ ಅಂತ ಹೇಳ್ತಾರೆ ಆಚಾರ್ಯ. ನಾಮನೋಸ್ತಿ ಯಾವತೇ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನ. ಈ ಶ್ಲೋಕ ಕೇಳಿದವರು ಬಹುಶಃ ತಲೆಕಟ್ಟು ಹೋಗ್ಬಿಡ್ತದವ್ರು ಹೇಳ್ತಾರೆ. ಒಂದು ನಾಮ ಹೇಳಿದ ಎಲ್ಲ ನಾಮ ಬೇಡಯ್ಯ, ದೇವರು ಒಂದು ನಾಮ ಹೇಳಿದೆ ಎಷ್ಟು ಪಾಪ ಹೋಗುತ್ತೆ ಗೊತ್ತ ಅಂತ ಹೇಳ್ತಾರೆ. ಎಷ್ಟು ಪಾಪ ಹೋಗ್ಬೋದು ಏನೋ ಯೋಚನೆ ಮಾಡ್ತಿರ್ತೇವೆ ಮಾಡ್ತೇವೆ ಹೇಳ್ತಿರ್ತೇವೆ ಆಚಾರ ಹೇಳ್ತಾರೆ. ಯೋಚನೆ ಮಾಡಬೇಡ, ಹೇಳ್ತೀನಿ ಕೇಳು. ಒಬ್ಬ ಭಗವಂತನ ನಾಮವನ್ನ ಒಂದು ನಾಮವನ್ನ ಒಂದ್ಸತ್ತು ಉಚ್ಚಾರಣ ಮಾಡಿದ್ರೆ ಎಷ್ಟು ಪಾಪ ಹೋಗುತ್ತೆ ಅಂದ್ರೆ ಆ ಪಾಪ ಮಾಡಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ, ಪಾಪ ಹೋಗುತ್ತೆ ಅಂತ ಹೇಳಿ ಯಾರಿಗೂ ಮಾಡಕ್ಕೆ ಬರೋದಿಲ್ಲ ಅಷ್ಟು ಪಾಪನ. ಇದು ಅರ್ಥ ಮಾಡ್ಕೊಂಡು ಎಂತಹ ಕಾವ್ಯ ಅಂತ ಶಾಸ್ತ್ರ, ಕಾವ್ಯನೂ ಹೌದು ಶಾಸ್ತ್ರನೂ ಹೌದು. ದೃಷ್ಟಾಂತ ನಮಗೆಲ್ಲ ಗೊತ್ತೇ ಇದೆ. ಸಾವಿರಕ್ಕಾಗಿ ಕೂತಿದ್ದ ಮರದೊಳಗೆ ಸಾವಿರಕ್ಕಾಗಿ ಓಡಿಸ್ಬೇಕಾದ್ರೆ ಸಾವಿರ ಕಲ್ಲು ತಗೊಂಡು ಹೋಗಬಾರದು. ಒಂದು ಕಲ್ಲು ಹಣಿನೂ ಬಾರಿ ಹಿಡ್ಕೊಂಡು ಸಾಕು ಓಡೋಗ್ಬಿಡ್ತಾವ, ಹಿಡ್ಕೊಂಡ್ರೆ ಸಾಕು ಅಂತ ಯಾತಕ್ಕೆ ಹೇಳ್ತಾರೆ ಗೊತ್ತಾ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಈ ಮಾತು ಅರ್ಥ ಮಾಡಿಕೊಂಡು ದೇವರನ್ನ ಆರಾಧನೆ ಎಷ್ಟು ಸ್ಫೂರ್ತಿ ಕೊಡ್ತಾರೆ ಆಚಾರ್ಯರು. ಇವೆಲ್ಲ ನಮ್ಮ ತಲೆಯಲ್ಲಿ ಕೂತ್ರೆ ಬೇರೆ ಕಡೆ ಹೋಗೋ ಪ್ರಸಂಗ ಬರೋ ನೆನಪಿರಲಿ. ಹುಡುಗರಿ ಮೊದಲು ಗೊತ್ತಾಗೋದಿಲ್ಲ, ಸ್ಕೂಲ್ ಮುಗಿಸ್ತಾರೆ, ಕಾಲೇಜಿಗೆ ಬರ್ತಾರೆ, ಹಾಗೆ ಆ ಕಾಲಕ್ಕೆ ಅವನ ಜಾಗತ್ತೆ ಕಾಣೋದಿಲ್ಲ. ಮೇಷ್ಟ್ರು ಬಯ್ಯೋದೊಂದೇ ಗೊತ್ತು, ಹಾಗೆ ಓಡಾಡ್ತಿರ್ತಾರೆ, ಮತ್ತೊಂದು ಗೊತ್ತಿರೋದಿಲ್ಲ. ಕೆಲಸಕ್ಕೆ ಸೇರ್ತಾನೆ, ಮದುವೆ ಆಗುತ್ತೆ, ಮನೆಯಲ್ಲಿ ಮಗು ಜ್ವರ ಬರುತ್ತೆ, ಆಗ ಅವ್ರಿಗೆ ಬೇಕಾಗುತ್ತೆ ಯಾರೋ ಒಬ್ಬರು. ಯಾವ ಒಂದು ಕೆಲಸಕ್ಕೆ ಬರೋದಿಲ್ಲ ಅವನಿಗೆ, ಯಾರು ಕಾಪಾಡ್ತಾರೆ ಶುರು ಮಾಡ್ತಾರೆ. ಉತ್ತರ ಗೊತ್ತಿಲ್ಲ ಅವನಿಗೆ, ಎಲ್ಲ ಹೋಗ್ತಾನೆ ಬಾಬನ ಹತ್ರ ಹೋಗ್ತಾನೆ, ಯಾರು ಬಸಿದ್ದೆ ಕೂತ್ಕೊಂಡ್ಬಿಡ್ತಾನೆ. ಯಾಕೆ ಕಾಪ ಬಗು ಬಡಿಬೇಕು ಅವನಿಗೆ, ಈಗ ಗೊತ್ತಾಗುತ್ತೆ. ಸಡನ್ ಆಗಿ ಯಾರು ಗೊತ್ತಿಲ್ಲ ಅವನಿಗೆ, ಅದು ವಿಷ್ಣು ಸಹಸ್ರ ಹೇಳ್ಕೊಟ್ಟಿದ್ರೆ ವಾಯುಸ್ತು ಹೇಳ್ಕೊಟ್ಟಿದ್ರೆ ಆರಾಮಾಗಿರ್ತಿದ್ದ. ನಮ್ಮ ಮಕ್ಕಳನ್ನ ಏನ್ ಮಾಡ್ತಿದ್ದೆ ಗೊತ್ತಾ, ನಾವು ಈಜು ಕಲಿಸ್ತೆ ನೀರಿಗೆ ಹಾಕಿದಾಗಿದೆ, ಈಜು ಕಲಿಸ್ತೆ ನೀರಿಗೆ ಹಾಕಿದ್ರೆ ಕೈ ಕಾಲು ಹೊಡೆದು ಸಾಯದ ನೋಡ್ಬೇಕಷ್ಟೆ. ನಾವು ಹಾಗೆ ಮಾಡಬಾರದು. ಈ ನೀರಿ ಬೀಳೋದಕ್ಕಿಂತ ಮುಂಚೆ ಈಜು ಹ್ಯಾಕ್ ಕಲಿಸ್ಬೇಕೋ, ಸಂಸಾರ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಅವನಿಗೆ ಸರ್ವಮೂಲದ ಕೆಲವು ವಾಕ್ಯಗಳನ್ನಾದ್ರೂ ಕೇಳಿಸ್ತಾ ಹೋದ್ರೆ ನಮ್ಮ ಜೀವನ ಹಾಳಾಗುತ್ತೆ. ದ್ವಾದಶಸ್ತೋತ್ರ ಹೇಳ್ಕೊಡಿ ಕೊನೆ ಪಕ್ಷ. ವಂದೇ ವಂದ್ಯಂ ಸದಾ ಅನಂತಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ವಂದೇ ವಂದ್ಯಂ ಹೇಳಿದ್ದೆ ಮಣಿಮಂಜಿನ ಸುಲಭ ಅಂತ ಹೇಳಿದ್ದೆ ನೋಡಿ, ಎಲ್ಲ ಶ್ಲೋಕಗಳು ಹಾಗೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ಮೊದಲನೇ ಅಧ್ಯಾಯ ಪೂರ್ತಿ ಆಚಾರ್ಯ ಹೇಳೋದೇನೋ ಅಪಾದ ಬರಿ ಪರ್ಯಂತ ಸ್ತೋತ್ರ. ಎರಡನೇ ಅಧ್ಯಾಯ ಪೂರ್ತಿ ಹೇಳೋದೇನೋ ದೇವರ ಸ್ವರೂಪ, ದೇವರು ಹೇಗಿದ್ದಾನೆ, ಸುಜನೋದಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವ ಅಮಂದಾನಂದ ಸಾಂದ್ರೋನಃ ಪ್ರಿಯತಾ ಇಂದಿರಾಪತಿ. ಮಾತೆತ್ತರೆ ಇಂದಿರಾಪತಿ ಆಚಾರ್ಯರು ಬರಲೇಬೇಕು ಹೇಳ್ತಾ ಇದ್ದಾರೆ. ಆಮೇಲೆ ಗುರುಭುಂಕ್ಷಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಆಚಾರ್ಯ ಉಲ್ಲೇಖ ಮಾಡೋ ರೀತಿಗಳೆಲ್ಲ ಅವರದ್ದೇ ಶೈಲಿ. ಗುರು ಭುಂಕ್ಷಜ ಕರ್ಮ ನಿಜಂ ನಿಯತಂ, ನೀನು ಮೊದಲು ಮಾಡು ಆಮೇಲೆ ತಿನ್ನು. ನಾ ಆಗಲೇ ಮೊದಲು ತಿಂದು ಆಮೇಲೆ ಮಾಡ್ತೀವಿ ಅಲ್ಲ, ಮೊದಲು ಮಾಡು ಆಮೇಲೆ ತಿನ್ನು. ಮೊದಲು ಸಂಬಳ ಮಾಡು ಆಮೇಲೆ, ಮೊದಲು ಕೆಲಸ ಆಮೇಲೆ ಸಂಬಳ. ಒಂದನೇ ತಾರೀಕು ಸಂಬಳ ಮೊದಲಲ್ಲೇ ಕೆಲಸ ಮಾಡಿರ್ಬೇಕು. ಗುರು ನಿಯತಂ ಹರಿಪಾದ ವಿನಮ್ರತೆಯ ಸತತಂ ಹರಿಪಾದ ವಿನಮ್ರತೆಯ ಸತತಂ ಕರ್ಮ ಕುರು ಹರಿಪಾದ ವಿನಮ್ರತೆಯ ಸತತಂ ಭುಂಕ್ಷ. ಎರಡು ಕನ್ವಯ, ಭಕ್ತಿಯಿಂದ ತಿನ್ನು ಭಕ್ತಿಯಿಂದ ಮಾಡು. ಭಕ್ತಿಯಿಂದ ಹೋದ ಏನು ಪ್ರಯೋಜನ ಇಲ್ಲ, ಯಾರಲ್ಲೂ ಭಕ್ತಿ ಮಾಡಬೇಡ. ಹರಿಪಾದ ವಿನಮ್ರತೆಯ ಸತತಂ ಇದನ್ನೆಲ್ಲ ಹಿಡ್ತಾ ಆಚಾರ್ಯ ಅವರೇ ತಾವೇ ಅರ್ಥ ಬರೆದ. ನಿಜಂ ಅಂದ್ರೇನು, ನಿಯತಂ ಅಂದ್ರೇನು, ಸುವರ್ಣಾಸ್ತ್ರಭೋಚಿತ ಗೀತಾ ಭಾಷೆಯಲ್ಲಿ ಬರೀತಾರೆ ನಿಯತಂ ಕುರು ಕರ್ಮತ್ವಂ. ಅವ್ರ ಮಾತಿಗೆ ಅವ್ರದೇ ನಾವು ಅರ್ಥ ಜೋಡಿಸಿಬಿಟ್ರೆ ದ್ವಾದಶಸ್ತೋತ್ರದ ವ್ಯಾಖ್ಯಾನ ಆಗಿದೆ. ಮುಂದೆ ಸಂದ ಯಾಕಪ್ಪ ಹರಿರ ಯಾಕೆ ಆರಾಧನೆ ಮಾಡಬೇಕು ಅಂತ ಕೇಳಿದರೆ, ಹರಿರೇವ ಪರ ಹರಿರೇವ ಗುರು. ಒಂದೊಂದು ಕಾರಣಕ್ಕೆ ನಾವು ಇನ್ನೊಬ್ಬರು ಸೇವೆ ಮಾಡ್ತೇವಲ್ಲ, ದೇವ್ರು ಎಲ್ಲರಾಗಿದ್ದಾರಲ್ಲ. ಮಾತೃದೇವೋ ಹವ, ಪಿತೃದೇವೋ ಹವ, ಆಚಾರ್ಯ ದೇವೋ ಹವ, ಅತಿಥಿ ದೇವೋ ಹವ, ದೇವ್ರು ಎಲ್ಲರೂ ಒಬ್ಬನೇ ಆಗಿದ್ದಾರಲ್ಲ, ಎಲ್ಲರ ಗತಿ ಒಬ್ಬನೇ ಮಾಡ್ಬೇಕಲ್ಲ ನಾವೀಗ. ಹರಿರೇವ ಜಗತ್ ಪಿತೃ ಮಾತೃ ಗತಿ, ಅದಕ್ಕೆ ಹಾಗೆ ಮಾಡಿ. ಹರಿರೇವ ಪರ ಇನ್ನೊಂದು ಅರ್ಥ, ಹರಿರೇವ ಪರ, ಪರ ಅಂದ್ರೆ ವಿಲಕ್ಷಣ ಅಂತ, ಹರಿ ಭಿನ್ನ, ನಾವ್ಯಾರು ಹರಿ ಅಲ್ಲ, ಹರಿ ಪರ. ಆದ್ರೆ ಆಕೆ ಅವರು ಪೂರ್ಣರಾದ್ರಿಂದ ಪರ, ಅವನು ಪೂರ್ಣ ಅದಕ್ಕೆ ಪರ, ನಾವೆಲ್ಲ ಪೂರ್ಣರಲ್ಲ, ಅದಕ್ಕೆ ನಾವು ಅಪರರ. ಈ ಕಡೆ ಇದ್ದೇವೆ, ದೇವರು ಆ ಕಡೆ ಇದ್ದಾರೆ. ಹರಿರೇವ ಪರ, ಹರಿ ಪರ ಏವ, ಹರಿ ಭಿನ್ನ ಏವ, ಸಂಸಾರದಲ್ಲೂ ಭಿನ್ನ, ಮೋಕ್ಷದಲ್ಲೂ ಭಿನ್ನ, ಸರ್ವಾತ್ಮನ ಭಿನ್ನ, ಸರ್ವದಾ ಭಿನ್ನ. ಹರಿ ಪರ ಏವ, ಅತ ಹರಿ ಪರ, ಹರಿ ಪರ, ಹರಿರೇವ ಪರ, ಹರಿರೇವ ಪರತರ, ಹರಿದೇವ ಪರತಮ. ಮುಂದೆ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಶ್ರವಣಂ ಕುರು ಮಾನಸ ಮೀಶ ಪದೇ. ತತ್ ಅಲಂ ಬಹುಲೋಕ ವಿಚಿಂತನಯ, ಬಹುಲೋಕ ವಿಚಿಂತನಯ, ಅದಕ್ಕೆ ಅರ್ಥ ಬಹು ಲೋಕ. ಬಹು ನಾವಕ್ಕೆ ನಾವಕ್ಕೆ ದೇಶ ನಾಮಗ್ರಹಣ ನ್ಯಾಯ, ಬಹುಭಕ್ಷ ಇರೋದು ಇಂದ್ರದೇವರಿಗೆ. ಬಹುಲೋಕ ಅಂದ್ರೆ ಸ್ವರ್ಗ, ಬಹುಲೋಕ ವಿಚಿಂತನೆಯ ಅಲಂ. ಸ್ವರ್ಗ ಗಿರ್ಗ ಅಂತ ಯೋಚನೆ ಮಾಡಬೇಡ, ಬಿಟ್ಟುಬಿಡ ಆ ವಿಚಾರನ. ತದ ಪ್ರವಣಂ ಕುರು ಮಾನಸ ಮೀಶ ಪದೇ, ಈಶಪದ ವೈಕುಂಠ, ವೈಕುಂಠದ ಬಗ್ಗೆ ಯೋಚನೆ ಮಾಡಯ್ಯ, ಸ್ವರ್ಗದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಆಚಾರ್ಯ ಬರೆದ ಅರ್ಥ ಅದಕ್ಕೆ, ಸ್ವರ್ಗಾದಿಗೆ ಅಪೇಕ್ಷೆ ಮಾಡಬೇಡ, ಮೋಕ್ಷ ಕೇಳು ಅಂತ ಹೇಳ್ತಾರಲ್ಲ. ತದನಂ ಬಹುಲೋಕ ವಿಚಿಂತನಯ ಶ್ರವಣಂ ಕುರು ಮಾನಸ ಮೀಶಪದೇ. ಲೋಕ ಅಂದ್ರೆ ಗ್ರಂಥ, ದ್ವಾಮೋ ಪುರುಷವು ಲೋಕೆ. ಲೋಕ ಅಂದ್ರೆ ಪೌರುಷೇಯ ಗ್ರಂಥ, ಅಪೌರುಷೇಯ ಗ್ರಂಥ ಎರಡಿದೆ. ಅದಕ್ಕೋಸ್ಕರ ಲೋಕ ಪೌರುಷೇಯ ಗ್ರಂಥ, ವೇದ ಅಪೌರುಷೇಯ ಗ್ರಂಥ. ತದನ ಬಹುಲೋಕ ವಿಚಿಂತನಯ ಬಹುಲೋಕ, ಬಹುಲ ಪ್ರಬೋಧ, ಬಹು ಬಹುಲ ಪ್ರಬೋಧ, ಬಹುಲ ಬಹುಲ ಪ್ರಬೋಧ ಆಚಾರ್ಯರು. ಲೋಕ ಅಂದ್ರೆ ಅವರ ಗ್ರಂಥ, ಬಹುಲೋಕ ಅಂದ್ರೆ ಸರ್ವಮೂಲ ಗ್ರಂಥಗಳು. ಬಹುಲೋಕ ವಿಚಿಂತನೆಯ ಅಲಂ, ಸರ್ವಮೂಲ ಗ್ರಂಥ ಓದ್ಕೊಂಡು ಇದ್ದು ಬಿಡಿ. ಮತ್ತೆ ಪ್ರವಣಂ ಕುರು ಮಾನಸ ಮೀಶ ಪದೇ, ದೇವರ ಪಾದ ನಿಶ್ಚಿಂತೆಯಾಗಿದ್ದು ಬಿಡಿ, ಸಾಕಾಗಿ ಸರ್ವಮೂಲ ಗ್ರಂಥ ಓದಿ ಯಾವುದಕ್ಕೆ ತಲೆ ಕೆಡಿಸ್ಕೋಬೇಡಿ ಅಂತ ಅರ್ಥ. ತದನಂ ಬಹುಲೋಕ ವಿಚಿಂತನ ಚಿಂತನೆಯ ವಿಚಿಂತನೆಯ ವಿಶಿಷ್ಟತೆಯ ಚಿಂತನೆಯ ಶ್ರವಣಂ ಹೇಳ್ತಾರೆ ಆಚಾರ್ಯರು. ಶ್ರವಣಂ ಸರ್ವದಾ ಕಾರ್ಯ, ಯಾವಾಗ ಮಾಡ್ಕೊಂಡಿದ್ದೀನಿ. ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಅದಕ್ಕೆ ಅಲಂ ಅನ್ನೋದು ಎರಡರ್ಥ, ಒಂದರ್ಥ ಬೇಡ, ಇನ್ನೊಂದರ್ಥ ಸಾಕು. ತದಲಂ ಬಹುಲೋಕ ವಿಚ, ಅದು ಬಿಟ್ಬಿಡ, ಅದು ಬೇಡ, ಇದಿಟ್ಕೋ, ಇದು ಸಾಕು, ಇದು ಬಿಟ್ಬಿಡು. ಈ ರೀತಿ ಹೊತ್ತ ಹೋಗ್ಬಿಟ್ರೆ ಆಚಾರ್ಯ ಶಬ್ದಗಳನ್ನು ಕುಣಿಸ್ತಾರೆ. ಯಾತಕ್ಕೋದ ಭಾರತೀಯ ಪತಿಗಳು, ಭಾರತೀಯ ಪತಿಗಳು ಅಂದಾಗ ಭಾರತಿ ಒಲದ್ರೇನೆ ಶಬ್ದ ಕುಣಿಯುತ್ತೆ. ಭಾರತೀಯ ಪತಿ ಮುಂದೆ ಭಾರತಿ ಕುಣಿತಾಳೆ, ಗೊತ್ತಾಯ್ತಾ? ಭಾರತೀಯರವಳು ಭಾರತೀಯನೇ ಕುಣಿತಾಳೆ. ದೇವಿಯ ಹೇಳ್ತಾರೆ, ದೇವಾದಿ ಸದ್ಭೇದ ಸದ್ಭಿರನು ಪಾಲಿತ ಯಾದಾರೇಣ ದೇವಿ ಆತ್ಮನೇ ಭವಿರ ಸತ್ ಪದಯಾ ನಿತಾಂತಂ. ಮೃತ್ಯುಜ ಓದಿದವರಿಗೆ ನಾವೆಲ್ಲರನ್ನ ಭಾರತೀಯ ಅನುಗ್ರಹ ಮಾಡಿದರೆ ನಮ್ಮನ್ನು ತಮ್ಮ ಅನುಗ್ರಹ ಬೇಕು ಅಂತ ವಾಯುದೇವರು ನಿಂತ್ಕೊಂಡಿದ್ದಾರೆ. ಭಾರತಿ ದೇವಿ ಅಂದರೆ ಅವ್ರ ಮಾತು ಹೇಗಿರ್ಬೋದು ಅನ್ನೋ ಸಾಕ್ಷಿ. ಆಯ್ತಾ, ಇಷ್ಟ ಆದರೂ ಕೂಡ ಅವ್ರ ಸರಳತೆ ಬಿಡೋದಿಲ್ಲ, ಅರ್ಥ ಮಾಡಿದ್ರೆ ಎಷ್ಟು ಬೇಕಾದ್ರೆ ಮಾಡ್ಕೊಂಬಿಡಿ, ಒಂದು ಅರ್ಥ ನಿಮಗೆ ಆಗಲೇಬೇಕು. ತದನಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈ ಶಪದೆ. ಮುಂದೆ ಶೃಣುತಾಮರ ಸತ್ಯವಚ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವಚಿದಾತ್ಮಗಣಾ ಇಷ್ಟು ಪ್ರತಿಜ್ಞೆ ಯಾರು ಮಾಡ್ತಾರೆ ಲೆಕ್ಕ ಹಾಕಿ? ನಿಮ್ಮ ಮನೆ ಬರಬೇಕಾದ್ರೆ ಬರೀ ಸಾಕಾರ ಒಮ್ಮೂದು ಹೋಗ್ತಿರ್ತೇನೆ, ಶಪಥ ಹೇಳ್ತೇನೆ, ಶಪಥ ಮಾಡಿರ್ತೇನೆ, ಕೇಳಿ ಸುಳುತಾ ಸುಳುತಾ ಕೇಳಿ ಕೇಳಿ. ಅವರ ಸತ್ಯ ವೆಚ್ಚ ಪರಮ ಆಚಾರ ಶುರು ಮಾಡಿದ್ದು ಕುರು ಏಕವಚನ, ಸುಣುತಾ ಬಹುವಚನಕ್ಕೆ ಹೋಗ್ಬಿಡ್ತಾರೆ. ಕುರು ಏಕವಚನ, ಸುಣುತಾ ಬಹುವಚನ, ಸುಣುತಾಮಲ ಸತ್ಯವಚ ಪರಮ. ಅವರ ವಚ ಅಂದ್ರೂ ಸಾಕು, ಸತ್ಯವಚ ಅಂದ್ರೂ ಸಾಕು, ಪರಮಂ ವಚ ಅಂದ್ರೂ ಸಾಕು, ಮೂರು ಸೇರಿಸ್ಬಿಡ್ತಾರೆ. ಅವರ ಸತ್ಯವಚ ಪರಮಂ ಅಟ್ ಸಾಲ್ದ, ಶಪಥೇರಿ ತಮ್ಮ ಶಪಥ ಮಾಡಿ ಹೇಳ್ತೇನೆ ಅದು ಸಾಲ್ದ, ಎರಡು ಕೈ ಎತ್ತಿ ಹೇಳ್ತಾರೆ. ಮತ್ತೆ ಈ ಮಾತು ಹೇಳ್ಕೊಂಡ್ರೆ ಎಷ್ಟು ಕಳಕಡಿ ಆಚಾರ್ಯರ ಮೇಲೆ ಅಂತ ಗೊತ್ತಾಗ್ಬಿಟ್ರೆ ಎಲ್ಲೂ ಅಡ್ಡಹಾರಿ ಹೋಗಬಾರ್ದು ಅಂತೇಳಿ ನಾವು ನಿಮ್ಮ ಮಾದಿಗೆ ಏನ್ ಮಾಡಿ ಬರೋದಿಲ್ಲ ಅಂತ, ನಾವು ಅಡ್ಡಹಾರಿ ಹೋಗಬೇಡಿ ಅಂತ ಅವರು ಅಡ್ಡಹಾರಿ ಬಿಡೋದಿಲ್ಲ ಅಂತ ನಾವು ಕೂತ್ಕೊಂಡ್ರೆ ಏನ್ ಮಾಡ್ಬೇಕು? ದ್ವಾದಸ್ತೋತ್ರ ಓದಿದವರಿಗೆ ಆಚಾರ ಹೇಳ್ತಾರೆ, ಸುಮ್ಮನೆ ಓದಿಯ ಸಾಕು ಬೇಕಾದ ಸಿಗುತ್ತೆ. ಈ ಒಂದು ಆಚಾರ್ಯರ ಮಾತಿದೆಯಲ್ಲ, ಸುಣುದಾಮನ ಸತ್ಯವಚ ಪರಮ ಇದೆಯಲ್ಲ, ಅದಿಟ್ಕೊಂಡು ಎಷ್ಟು ದಾಸ ಹಾಡ್ಬಾರ್ದು ಲೆಕ್ಕನೇ ಇಲ್ಲ. ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ ನಾನು, ಚಕ್ರಧರ ಪರಮಾತ್ಮ ನನ್ನದಿಲ್ಲವೆಂದು, ವಿಧಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾ ಫಣಿಪಣವ ಕೈಯಲ್ಲಿ ಹಿಡಿವೆ, ಅನುದಿನವು ಶ್ರವಣ ಮನನಾದಿ ಸಾಧನ ಮಾಡೋ, ಇನ್ನೂ ಸಂಶಯ ವ್ಯಾತಕೋ, ಏನು ಶಪಥವ ಮಾಡಲಿ ಮತವು ಬಿರಿದೆಂದು, ಜ್ಞಾನಿಗಳ ಸಮ್ಮತವು ಪ್ರಾಣಿ. ಇದೆಲ್ಲ ಆಚಾರ್ಯರು ಒಂದು ಮಾತಿನಿಂದ ಬಂದ ಸಾವಿರಾರು ಮಾತುಗಳು. ದ್ವಾದಸ್ತೋತ್ರ ಒಂದು, ಅದು ದೊಡ್ಡ ಒಂದು ಗೌರಿ ಶಂಕರ, ಅದರಿಂದ ಬಂದ ದೊಡ್ಡ ಸಮುದ್ರವೇ ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಬಂತ. ಅದರಿಂದ ದಾಸ ಸಾಹಿತ್ಯದ ಗೌರಿಶಂಕರ ಅಂತ ಹೇಳಿದ್ರೆ ದ್ವಾದಶ ಸ್ತೋತ್ರ. ಹನ್ನೆರಡು ಅಧ್ಯಾಯದಿಂದ ದಾಸರು ಸಾವಿರ ಸಾವಿರ ಪುರಂದರಾಸರು ಒಬ್ಬರೇನೆ ನಾಲ್ಕು ಲಕ್ಷದ ಮೇಲೆ ಹಾಡು ಬರೀತಾರೆ. ಆಚಾರ ಸ್ಫೂರ್ತಿ ಹಾಕ್ಕೊಡ್ತಾರೆ, ಸ್ಫೂರ್ತಿ ಕೊಟ್ಟರೆ ಗುರುಗಳು ನೆನಪಿರಬೇಕು, ಸ್ಫೂರ್ತಿ ಕೊಟ್ಟರೆ ಗುರುಗಳಾಗ್ತಾರೆ. ಇಲ್ಲಿ ಹೋದ್ರಲ್ಲ ಆಚಾರ್ಯರು ಆ ರೀತಿ ಬರೆದು ಲೋಕಕ್ಕೆ ಮಾಡಿದ ಉಪಕಾರ ಹನ್ನೆರಡು ಅಧ್ಯಾಯ. ಇನ್ನೊಂದು ನೆನಪಿರಲಿ, ಅಧ್ಯಾಯಾತ್ಮಕವಾದ ಸ್ತೋತ್ರ ಮೇಲೆ ಇಲ್ಲ, ಒಂದೇ ಜಿತಂತೆ ಸ್ತೋತ್ರ ಒಂದೇ ಇರೋದು, ಅಧ್ಯಾಯಾತ್ಮಕ ಸ್ತೋತ್ರ ಅಂತ ಒಂದೇ, ಇದು ದ್ವಾದ ಸ್ತೋತ್ರ ಒಂದು ಎರಡೇ. ಅದು ಬ್ರಹ್ಮದೇವರು ಬರೆದಿದ್ದಾರೆ, ಇದು ಭಾವಿ ಬ್ರಹ್ಮದೇವರು ಬರೆದಿದ್ದಾರೆ. ಆದ್ದರಿಂದ ಅಧ್ಯಾಯಾತ್ಮಕ ಶ್ಲೋಕ ಬರೆಯೋರು ಅಂದರೆ ರುಜುಗುಣೆ ಅಂತ ಆಯ್ತಾ ಹೊರತು ಬೇರೆಯವರಿಗೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಆಚಾರ್ಯರು ಕೊಟ್ಟಿದ್ದು ದ್ವಾದಶ ಸ್ತೋತ್ರ. ಆಚಾರ್ಯ ಮನಸ್ಸು ಮಾಡಿದರೆ ಎಷ್ಟು ಸ್ತೋತ್ರ ಬರಿಬೋದಾಗಿತ್ತು, ಬಿಟ್ಟುಬಿಡಿ ಆ ಮಾತಾಡಿದ್ದಾರ ಸ್ತೋತ್ರನೇ ಅಣೆಕ ತಗೊಂಡು. ಯಾಕೆ ಕೆಳ ನುಡಿಸಿದ್ರು ಗೊತ್ತಾ, ಹೆಚ್ಚಾದ್ರೆ ಸ್ವಾಮಿ ಹೆಚ್ಚಾಯ್ತು ಅಂತೇವೆ, ಅದು ಎರಡೇ ಇರಲಿ, ತುಂಬ ಐಟಮ್ ಬಡಿಸಿದೆ ಊಟ ಮಾಡೋದು ಕಷ್ಟಾಗ್ಬಿಡುತ್ತೆ. ಚೌಕಿ ಊಟ ಭಾರಿ ಬಂದಿದ್ದು ಯಾಕೆ ಗೊತ್ತಾರೆ, ಇನ್ನು ಯಾಕೆ ಎರಡನೇ ಸತ್ತಿ ಯಾವ್ದು ಆಶೆ ಮಾಡೋಕ್ಕಾಗಲ್ಲ ಯಾತಕ್ಕೆ ಅಂದರೆ ಅಷ್ಟು ಐಟಮ್ ಆಗಿಬಿಟ್ಟರೆ. ಆಚಾರ್ಯ ಏನು ಮಾಡಿದ್ರು, ಎರಡು ಭಾಳ ಸ್ತೋತ್ರ ಅಣಕ ಹಚ್ಚುತ್ತೆ ಸಾಕು, ಬೆಕ್ಕ ಚಿಕ್ಕಬಿಡುತ್ತೆ ನಿಮಗೆ. ಎಷ್ಟು ಸುಲಭ, ಇನ್ನು ಮಕ್ಕಳಿಗೆ ತುಂಬ ಎಂಜಾಯ್ ಮಾಡಿ ಕೇಳಬೇಕಾ? ಕೇಶವ ಕೇಶವ ಶಾಸಕ ಒಂದೇ, ಪಾಶಧರಾಜಿತ ಶೂರವರೇಶ, ನಾರಾಯಣ ಮದ ಕಾರಣ ಒಂದೇ, ಕಾರಣ ಕಾರಣ ಪೂರ್ಣವರೇಣ್ಯ, ವಾಮನ ವಾಮನ ಭಾವನ ಒಂದೇ, ಸಾಮನ ಸೀಮನ ಶಾಮನ ಸಾಮೋ, ಶ್ರೀಧರ ಶ್ರೀಧರ ಚಂದರ ಒಂದೇ, ಭೂಧರ ವರ್ಧರ ಗಂಧರ ಧಾರಿನ್. ಮಕ್ಕಳು ಓಡಿಕೊಂಡು ಬಂದು ಕೇಳ್ತಾರೆ ಗೊತ್ತಾಯ್ತಾ? ನಿಮ್ಮ ನೆನಪಿಗೆ ಒಂದ್ಸರಿ ಎಲ್ಲೋ ಒಂದು ಸಣ್ಣ ಹುಡುಗ ಇದ್ದಾಗ ಒಂದು ಕಡೆಗೆ ಒಂದು ಸಂಪ್ರೋಷಣೆ ನಡೆದಿತ್ತು ದೇವರು ಉತ್ಸವ ಆದ ಮೇಲೆ. ಅದು ಸಂಪ್ರೋಷಣೆ ಮಾಡಬೇಕು, ದಾಸ ಹೇಳ್ಕೊತ ತೊಳಿತಾ ಇದ್ರು, ದೇವರು ಅಭಿಷೇಕ ಮಾಡ್ತಾ ಇದ್ರು. ಕಿವಿಯಲ್ಲಿತ್ತು ವಾಮನ ವಾಮನ ಭಾವನ ಒಂದೇ, ಶಾಸ್ತ್ರಾಧ್ಯಯನ ಮಾಡಕ್ಕೆ ಸ್ಫೂರ್ತಿ ಕೊಟ್ಟಿದ್ದು ಆ ಒಂದು ಮಾತು, ವಾಮನ ಅಂತೇಳಿ ಯಾರೋ ದ್ವಾದ ಸ್ತೋತ್ರ ಹೇಳ್ತಾ ಇದ್ರು ದೇವರಿಗೆ ಪೂಜೆ ಮಾಡ್ತಾ. ಆ ಸ್ತೋತ್ರ ಕಿವಿಗೆ ಬಿತ್ತು, ಎಷ್ಟು ಚೆನ್ನಾಗಿದೆ ಸಂಸ್ಕೃತ ಕಲಿಬೇಕು ಅಂತೇಳಿ ಆ ಒಂದು ಸ್ಫೂರ್ತಿ ಬಂತು ನನಗೆ. ಒಂದು ಧ್ವನಿ ಎಷ್ಟು ನಮ್ಮನ್ನು ಎಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ವಾಮನ ವಾಮನ. ಇವತ್ತು ಕಿವಿಯಲ್ಲಿ ಕೇಳಿದಾಗಿರುತ್ತೆ ಮಾತುಗಳು, ಅದನ್ನು ಮಕ್ಕಳಿಗೆ ಕೇಳಿಸ್ತು ಯಾಕೆ ಸಿನಿಮಾ ಹೇಳ್ತಾರೆ ಅಂತ ಕೇಳ್ಬೇಡಿ. ಶ್ವಾಸ ಸ್ತೋತ್ರ ಹೇಳಿದ್ರೆ ಸಿನಿಮಾ ಬಿಡಲಿಲ್ಲ, ಹಾಗಾಗ್ಬಿಡುತ್ತೆ ಅವರು ಹೇಳ್ಕೊಳ್ಳೋದು ಮಕ್ಕಳಿಗೆ. ಪ್ರೀಣಾಯಾಮ ವಾಸುದೇವ ದೇವದ ಮಂಡಲ ಅಖಂಡ ಮಂಡಲ, ಒಂದೇ ಒಂದೇ ಹ್ಯಾಕ್ ಶುರು ಮಾಡ್ತಾರೆ, ಒಂದು ಬೆಳೆಸ್ತಾ ಹೋಗ್ತಾರೆ, ಆಚಾರ ಸ್ಟೈಲ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಕೇಶವ ಕೇಶವ ಕುಡಿತಾರೆ, ದಾಸೋತ್ರ ಫಲ ಏನು ಗೊತ್ತಾ? ವಿಷ್ಣುಪತಿ ತೀರ್ಥರು ಬರೀತಾರೆ, ಆ ವಿಷಯ ಹೇಳಬೇಕು. ಪೇದಾವರ ಸ್ವಾಮಿ ವಿಷ್ಣುಪತಿ ತೀರ್ಥ, ಪೇದಾವರ ಮಠ, ವಿಷ್ಣುಪತಿ ದ್ವಾದ ಸ್ತೋತ್ರ ವ್ಯಾಖ್ಯಾನ ಬರೆದು ಹೇಳ್ತಾರೆ. ಆಚಾರ್ಯ ಒಂದೇ ಒಂದೇ ಮತ್ತು ಸ್ತೋತ್ರ ಬರ್ಕೊತ ಹೊರಟ್ರ ಉಡುಪಿಯಿಂದ ಸಮುದ್ರದಲ್ಲಿ ಕೂತರು. ಅಷ್ಟೊತ್ತಿಗೆ ಹಳೆಯ ಕಥೆ ನಡೆದೋಯ್ತು, ಕೃಷ್ಣ ಬಂದುಬಿಟ್ಟ. ಐದು ಅಧ್ಯಾಯ ಹೇಳಿದ್ರು ಆಚಾರ್ಯ, ಕೃಷ್ಣ ಬಂದುಬಿಟ್ಟ ಕರೆಕ್ಟ್ ಅಬ್ಸರ್ವ್ ಮಾಡಿ. ಆರನೇದು ಮತ್ಸ್ಯಕ ರೂಪ ಲಯೋದಿ ವಿಹಾರ ಅಂತೇಳಿ, ಎಲ್ಲರೂ ಒಂದೊಂದು ಸ್ತೋತ್ರ ಇದೆ, ಕೃಷ್ಣ ಮೇಲೆ ಜಾಸ್ತಿ ಇದೆ. ವಿಶ್ವತೀರ್ಥ ಬರ್ತಾರೆ ಯಾತಕ್ಕೆ ಅಂದ್ರೆ ಐದು ಅಧ್ಯಾಯ ಹೇಳೋ ಹೊತ್ತಿಗೆ ಕೃಷ್ಣ ಬಂದುಬಿಟ್ಟ, ಜಾಸ್ತಿ ಅದ ಸ್ತೋತ್ರವನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ವಿಶ್ವವತಿಯರು ಒಳ್ಳೆ ಕಾರಣ ಕೊಡ್ತಾರೆ. ಅಂದ್ರೆ ಆಚಾರ್ಯ ದ್ವಾದ ಸ್ತೋತ್ರವನ್ನು ಪೂರ್ತಿ ಹೇಳಬೇಡಿ, ಅರ್ಧ ಹೇಳೋತ್ತಿಗೆ ದೇವರು ಬಂದುಬಿಟ್ಟಿರ್ತಾರಂತ ಆಗ್ಲಿ, ಅರ್ಧ ಹೇಳೋತ್ತಿಗೆ ಅಂದ್ರೆ ದೇವಕಿ ನಂದನ ನಂದಕುಮಾರ ವೃಂದಾವನ ಚಂದನ ಚರ್ಚಿತ ಸುಂದರಿನಾಥ ಹೇಳಬೇಕಾದ್ರೆ ಆಚಾರ್ಯರು ಕೃಷ್ಣನನ್ನು ತರಿಸಿದ ಲೋಕದವರು, ಕೃಷ್ಣ ಎದುರು ಬಂದು ನಿಂತ್ಕೊಬಿಟ್ಟ ಅಂತ ಹೇಳ್ತಾರೆ. ಆಗ್ಲಿ ವಿಷ್ಣುಪತಿ ತೀರ್ಥರ ಮಾತಿಗಿಂತ ಬೇರೆಯವ್ರ ಮಾತು ಬೇಡ, ಕೃಷ್ಣನ ಪೂಜೆ ಮಾಡಿದವರು ನೆನಪಿರಲಿ, ಅವರು ಬುಟ್ಟು ಪೂಜೆ ಮಾಡಿದವರು, ಎಷ್ಟು ವರ್ಷ ಪೂಜೆ ಮಾಡಿ ಲೆಕ್ಕ ಇಲ್ಲ. ಅಂತ ಮಹಾನುಭಾವ ಸಮೋದ್ಯೋಜಕ ವ್ಯಾಖ್ಯಾನ, ಸಂಗ್ರಹಣ ವ್ಯಾಖ್ಯಾನ, ಮಣಿಮಂಜರಿ ವ್ಯಾಖ್ಯಾನ, ಇವತ್ತೇನಾದರೂ ಇಂಥ ಗ್ರಂಥಗಳ ವ್ಯಾಖ್ಯಾನ ಬೇಕು ಅಂದ್ರೆ ಬದಲು ನೆನಪಿ ಬರೋದೇ ವಿಶ್ವಪತಿ ತೀರ್ಥ. ವಿಶ್ವ ವಿಶ್ವಜಿತೀರ್ಥರ ವ್ಯಾಖ್ಯಾನ ಇಲ್ಲದೆ ಈ ಜಗದ್ಗುರುವಿದ್ಯಾಗಂತ ಓದಕ್ಕಾಗೋದಿಲ್ಲ ಅಂತ ಮಹಾನುಭಾವರು ಹೇಳ್ತಾರೆ. ಇಷ್ಟು ಬರೆಯ ಹೊತ್ತಿಗೆ ಕೃಷ್ಣ ಬಂದುಬಿಟ್ಟ. ತಕ್ಷಣ ಆಚಾರ್ಯರು ವಿಶೇಷ ಸ್ತೋತ್ರ ಬರೆದ್ರು, ಒಂದು ಮುಂದುವರೆಸ್ತಾ ಹೋಗ್ತಾರೆ. ಆ ನೈವೇದ್ಯ ಕೆಟ್ಟಿರ್ತೀವಲ್ಲ, ದೇವ್ರು ಬಂತಾನೆ ತಗೋಬೇಕೀಗ, ದ್ವಾಸ ಶುರು ಮಾಡ್ತಾರ, ದೇವ್ರು ಬಂದ್ಬಿಡ್ತಾನೆ ಅಂತ ಬಂದು ನೈವೇದ್ಯ ಶಿಕಾರ ಹೊರಟು ಬಿಡ್ತಾನಂತೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನೇವಾವೃತಿ ಬಂಧ ಮುಖ್ಯಾಹ ಯಶ್ಯಾ ಅಪಾಂತರವ ಮಾತ್ರ ವೃತ್ತಿ ತಾಸ ದೀರ್ಘಕಟಾಕ್ಷ ಬಲವತಿ ಅಜಿತಮ್ಮ ನಮಾಮಿ. ಆಚಾರ್ಯ ಸ್ತೋತ್ರ ಬರೀತಾ ಹೊಸ ಸಂವಿಧಾನ, ದೇವರೇ ನಮಸ್ಕಾರ, ಮಹಾಲಕ್ಷ್ಮಿ ನಮಸ್ಕಾರ, ಉಳು ದೇವತೆ ನಮಸ್ಕಾರ. ಈ ರೀತಿ ಸಂವಿಧಾನ ಯಾವ ಸ್ತೋತ್ರನೂ ಸಿಗೋದಿಲ್ಲ, ಒಂದೇ ಒಂದು ದ್ವಾದ ಸ್ತೋತ್ರ ಏನು ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಎಷ್ಟು ವಂಡರ್ ಗೊತ್ತಾ, ಬ್ರಹ್ಮದೇವರ ಸ್ತೋತ್ರ ಮಾಡಬೇಕು. ಶೇಷಾಹಿ ವೈದಿ ಶಿವಚಕ್ರವನು ಪ್ರಧಾನ ಚಿತ್ರವರು ಕರ್ಮರಚನ ಯದಪಾಂಗಲೇಶಿಷ್ಟು ಬ್ರಹ್ಮದೇವರ ಮಹಿಮೆ ಇದೆ. ಇಷ್ಟು ಕೂಡ ಇಲ್ಲಿಂದ ಬಂತು ಯದಪಾಂಗಲೇಶ ಮಾಸ್ತ್ರಿತ್ಯ. ಇದೆಲ್ಲ ಮಹಾಲಕ್ಷ್ಮಿ ಅನುಗ್ರಹದಿಂದ ವಿಧ ವಿಶ್ವಮಖಿಲಂ ವಿಧಧಾತಿ ಧಾತ ಬ್ರಹ್ಮದೇವರ ಮಹಿಮೆ ಇತ್ತು. ಇಲ್ಲಿಂದ ಇದು ಮಹಾಲಕ್ಷ್ಮಿಯ ಕಟಾಕ್ಷದಿಂದ ಮಾಡ್ತಿದ್ದಾರೆ, ಮಹಾಲಕ್ಷ್ಮಿ ಮಹಿಮೆ ಆಯಿತು. ಅವ್ರು ಇಲ್ಲಿಂದ ಬಂತು ಹಿರಿಯ ಕಟಾಕ್ಷ ಬಲವತಿ ಅಜಿತಮ್ಮ ನಮ ಕೃಷ್ಣನಿಂದ ಬಂತು. ಈ ರೀತಿ ಜೋಡಿಸ್ತಾ ಜೋಡಿಸ್ತಾ ಹೋಗ್ತಾರಲ್ಲ, ಹೇಗೆ ತಾರತಮ್ಯ ಕ್ರಮದಲ್ಲಿ ಚಿಂತನೆ ಮಾಡ್ತಾ ದೇವ್ರ ಸ್ತೋತ್ರ ಮಾಡಿ ಹೇಳ್ಕೊಡ್ತಾರೆ. ದುಷ್ಮಜ್ಜೆ ದೃಶ್ಯವ್ರ ಪೂಜೆ ಮಾಡಬೇಕು, ಹೋದಲ್ಲ ಸುಲಭ ಪೂಜೆ ಮಾಡಿ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗ ಲೇಷಂ ಆಶ್ರಿತ್ಯ ಹೇಳ್ತಾರೆ. ಆಶ್ರಯಿಸಿ ಬಿಟ್ರೆ ಅವ್ರು ಏನಾಗ್ತಾರೆ ಅಂತ ಗೊತ್ತಾ, ಯಾರಪಿ ಸಮಾತ್ಯ ನಯಾತಿ ದುಃಖಂ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಮ್ಮ ನಮಾಮಿ. ಋಷಿಗಳ ಪೂಜೆಗಾಯ್ತು, ನಿತ್ಯ ಶೇಷದೇವ್ರ ಪೂಜೆಗಾಯ್ತು, ಗರುಡ ದೇವ್ರ ಪೂಜೆಗಾಯ್ತು, ಬ್ರಹ್ಮದೇವ್ರ ಪೂಜೆಗಾಯ್ತು, ಮಹಾಲಕ್ಷ್ಮಿ ಪೂಜೆಗಾಯ್ತು. ಶ್ರೀ ಸ್ತುತಿ ಅಂತಾನೆ ಹೆಸರು ಅದಕ್ಕೆ. ಬರೆದಿದ್ದು ಅಷ್ಟಕ ಫಲಶ್ರುತಿ ಹೇಳ್ತಾರೆ, ಗಾಬರಿ ಆಗಿರ್ಬೇಕು. ಏನ್ ಫಲ ಗೊತ್ತಾ ಅದಕ್ಕೆ, ಆನಂದ ತೀರ್ಥಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿಮನ ಪ್ರಿಯಮುತ್ತಮರ್ಥಂ ಭಕ್ತ್ಯಾಪಣತ್ಯಜಿತಮಾತ್ಮನಿ ಸನ್ನಿಧಾಯ ಯ ಸ್ತೋತ್ರ ಮೇತದಭಿಯಾತಿ ತಯೋರಭಿ. ಈ ಒಂದು ಸ್ತೋತ್ರ ಹೇಳಿಬಿಡಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಈ ಶ್ಲೋಕ ಹೇಳಿಬಿಡಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಇದನ್ನೇ ಅಂದ್ಕೊಳ್ಳೋದಿಲ್ಲ ಅದರಿಂದ ಏನಾಗೋದೇ ಇಲ್ಲ. ಇದನ್ನ ಅಂದ್ಕೊಂಡ್ಬಿಡಿ ಸಾಕು, ಬೇಕಾದಾಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಭರವಸೆ ಯಾರು ಕೊಡ್ತಾರೆ ನಿಮಗೆ? ಯಾರೋ ಕೊಡೋದಲ್ಲ, ಅವ್ರು ಹೇಳ್ದವ್ರು ದೇವ್ರು ಫಲ ಕೊಡೋದಿಲ್ಲ ಅಂತ ಅವ್ರು ಆಚಾರ ಹೇಳ್ತಾರೆ. ನಮಗೆ ಅದು ಅನುಭವ ತಂದ್ಬಿಟ್ರೆ ನೀವು ಜೀವನದಲ್ಲಿ ಆಪತ್ತೆ ಬರೋದಿಲ್ಲ ಅಂತ ಸ್ತೋತ್ರವನ್ನು ಆಚಾರ್ಯ ಬರ್ಕೊಡ್ತಾರೆ. ಆಪಾದವನ್ನು ಸ್ತೋತ್ರ ಮಾಡ್ತಾರೆ. ಒಂದು ಸ್ತೋತ್ರಕ್ಕೆ ಎಷ್ಟು ಅರ್ಥ ಇಡ್ತಾರೆ ಆಚಾರ್ಯ. ಕವಿಚಿತ ಕುಂಡ್ರಪತಿ ಸವಿತಿ ವಿಖಂಡನ ರಮಾವರ ವೀರಪ ಭವಮ ಶರಣ ಶುಭತಮ ಕಥಾಶಯ ಪರಮ ಸದೋಚಿತ ಜಗದೇಕ ಕಾರಣ ರಾಮ ರಮಣ. ಸುಮ್ಮನೆ ಒಂದು ಪರಶುರಾಮದೇವರ ಸ್ತೋತ್ರ ಅರ್ಥ ಬಿಡಿಸಿದರೆ, ಅವಿಜಿತ ಹೇ ಆ ಹೇ ವಿಜಿತ ಹೇ ಆ ಹೇ ವಿಜಿತ ಹೇ ಆ ಅಕ್ಷರಾಣ ಮಕಾರೋಸ್ಮಿ ಹೇ ವಿಜಿತ ಹೇ ವಿಜಿತ ಅಂದ್ರೆ ಏನು? ವಿನಾಜಿತಂ ಸರ್ವಂ ಮೇನ ಸಹ ಗರುಡನಿಂದ ಜರಾಸಂದ್ರೆ ಪುಡಿ ಪುಡಿ ಆಗುವುದು. ವಿನಾಜಿತಂ ಸರ್ವಂ, ವಿ ಅಂದ್ರೆ ಗರುಡ, ವಿಪಕ್ಷ ಪರಮಾತ್ಮನು. ಅದಕ್ಕೆ ಹೇ ಅವಿಜಿತ ಕುಂಡ್ರಪತಿ ಸವಿತಿ ವಿಖಂಡನ ಇನ್ನೊಂದು ಅರ್ಥ. ಅವಿಜಿತ ಕುಂಡ್ರಪತಿ ಸವಿತಿ ಒಂದೇ ಪದ, ಅವಿಜಿತ ಕುಂಡ್ರಪತಿಯ ಸವಿತವನ್ನೇ ಖಂಡನ ಮಾಡಿದವನು. ಹೇ ಆ ಹೇ ವಿಜಿತ ಹೇ ಅವಿಜಿತ ಜಿತಂತೆ ಪುಂಡರೀಕಾಕ್ಷ ಜಿತಂತೆ ವಿಶ್ವಭಾವನ ರಮಾವರ ವೀರಪ್ಪ. ಏನ್ ವೀರಪ್ಪ ಯಾಕೆ ಬಂದ ಇಲ್ಲಿ? ವೀರಪ್ಪ ಏನ್ ವೀರಪ್ಪ ಏನು ವೀರಪ್ಪ? ವಿ ಗರುಡ, ಈರ ವಾಯುದೇವರು, ಅವರಿಬ್ಬರಿಗೆ ಪತಿ. ವಿಶ್ಚ ಈರಶ್ಚ ಈರೋ ವೀರೋ ಇದ್ದಾರೆ, ಅವ್ರನ್ನ ಪಾಲನೆ ಮಾಡ್ತಾರೆ ಪರಮಾತ್ಮ. ವೀರಪ್ಪ ಅಂದ್ರೆ ಗರುಡ, ಇಬ್ಬರನ್ನ ಯಾಕೆ ಹೇಳ್ಬೇಕು ಈ ಮಧ್ಯೆ? ಗರುಡ ಬೇಕು ಇಬ್ಬರು ಹಾಕ್ಬೇಕು ಅಂದ್ರೆ ಗರುಡ ವಾಹನ ವಾಯುವಾಹನ ಅವ್ರ ಮೇಲೆ ಕೂತಿದ್ದಾರೆ. ಇಬ್ಬರು ಆಗ್ಬೇಕಾದ್ರೆ ಸ್ವಾರಸ್ಯ ಇರಬೇಕಲ್ಲ, ಗರುಡ ವಾಹನ ಆಗಿದ್ದಾನೆ. ಇದರಿಂದ ಅರ್ಥ ಏನು ಅಂದ್ರೆ, ಪರಮಾತ್ಮನಿ ಪಾಪ ನಮಗೆ ಕಾರ್ ಇಲ್ಲದವ್ರು ಮುಂದೆ ಕೊಲಕ್ ಬರೋದಿಲ್ಲ, ವೇಗದವ್ರು ಸ್ಟಾಪ್ ಆಗಿಬಿಡುತ್ತೆ. ದೇವರಿಗೆ ಗರುಡ ವಾಹನವಾಗಿರೋದು ಗರುಡನ ಪುಣ್ಯನೇ ಹೊರತು ದೇವ್ರ ಪುಣ್ಯ ಅಲ್ಲ ಅಂತ ಹೇಳ್ಬೇಕಾಗಿ. ಅದು ವೀರಪ್ಪ, ಅವನನ್ನೇ ಪಾಲನೆ ಮಾಡೋ ನೀವು, ಅದರಿಂದ ಯೋಚನೆ ಇಲ್ಲ. ಅದು ವಾಯುವಾಹನ, ವಾಯುದೇವರು ಅನುಗ್ರಹ ಮಾಡಿ ದೇವರು ರಕ್ಷಿಸಲಿ ಅಂತ ಹೊತ್ತಿದ್ದಾರೆ ಹೊರತು ದೇವರಿಂದ ಉಪಯೋಗ ಆಗಲಿ ಅಂತ ಅಲ್ಲ. ಅರ್ಥ ಮಾಡ್ಕೊಂಡ್ರೆ ವೀರಪ್ಪ ಮಮ ಮಮ ಶರಣ, ಇನ್ನು ವೀರರನ್ನ ಪಾಲನೆ ಮಾಡ್ತಾರಲ್ಲ ವೀರಪ್ಪ. ಎಷ್ಟು ಬೇಕಾದ್ರೆ ಅರ್ಥ ಮಾಡಿ, ನಿಮಗೆ ನಾವು ಸೋಲ್ಬೇಕೇ ಹೊರತು ಆಚಾರ್ಯ ಸೋಲೋದಿಲ್ಲ. ಯಾಕಂದ್ರೆ ಗೆಲ್ಲಕ್ಕೆ ಬಂದಿರೋದು. ಸಮುದ್ರ ಸ್ನಾನ ಮಾಡಿ ನಮಗೆ ಸುಸ್ತಾಗಬೇಕು, ಅವ್ರ ಸಮುದ್ರ ಹಾಗೆ ಇರುತ್ತೆ, ಒಂದು ಹನಿ ಕೂಡ ಕಡಿಮೆ ಆಗಿರೋದಿಲ್ಲ. ಆಚಾರ್ಯ ವಿಷಯ ಎಷ್ಟು ಅರ್ಥ ಮಾಡಿಕೊಂಡ್ರು ಕೂಡ ಆಚಾರ್ಯ ಆಚಾರ್ಯರೇ ನಾವು ನಾವೇನೆ. ಮಧ್ವಾಚಾರ್ಯರ ಬಗ್ಗೆ ಅವರಿವರು ಆಚಾರ್ಯ ಅಂತ ಹೇಳಬೇಕಾಗಿಲ್ಲ. ಆಚಾರ್ಯ ಯಾರು ಹೇಳಿದ್ದಾರೆ ಗೊತ್ತಾ? ಉಪನಿಷತ್ ಹೇಳ್ತಾ ಇದೆ ಪ್ರಾಣ ಆಚಾರ್ಯ ಅಂತ. ಪ್ರಾಣ ಆಚಾರ್ಯ ಉಪನಿಷತ್ತಿನ ಮಾತು. ಅದಕ್ಕೆ ವಾದಿರಾಜ ರವಿ ಮಾಡಿದ್ರು ಗೊತ್ತಾ? ಆಚಾರ್ಯ ಪೌನೋಸ್ಮಾಕಂ ಅಂತೇಳಿ. ಪ್ರಾಣ ಆಚಾರ್ಯ ಅನ್ನೋ ಉಪನಿಷತ್ತಿನ ಮಾತನ್ನೇ ಆಚಾರ್ಯ ಪೌನೋಸ್ಮಾಕಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಳ ದೇವತಾ. ಆಚಾರ್ಯರು ಬರೀಬೇಕಾದ್ರೆ ಎಷ್ಟು ವಿಷಯಗಳು ಸೂತ್ರ ಮಾಡ್ತಾರೆ ಅಂದರೆ ಭಾರಿ ಕಷ್ಟ. ಅರ್ಥ ಮಾಡ್ಕೊತ ಹೋದಷ್ಟು ಕೂಡ ಭಾರಿ ಸುಲಭವಾಗಿ ತಿಳಿಯುತ್ತೆ. ವಾವರೂಪ ಒಡನೆ ಮಾಡ್ತಾರೆ, ಮಾನವ ಮಾನವ ವಾಮನ ವಾಮನ ಮಾನವ ವೇಷ ದೈತ್ಯವರಾಂತಕ ಕಾರಣ ರೂಪ ವಾಮನ ವಾಮನ ಮಾನವ ವೇಷ ಶೇಷ ದೈತ್ಯವರ ಅಂತಕ ಕಾರಣ ರೂಪ ಒಂದು ಅರ್ಥ ನಮಗೆ ಗೊತ್ತು. ದೈತ್ಯವರನಿಗೆ ಅಂತವನ್ನು ಮಾಡಿದವನು ಗೊತ್ತಿದೆ ಅರ್ಥ, ಬಲಿ ಚಕ್ರವರ್ತಿ ಇದು ಮಾಡಿದವನು ಅಂತ ಗೊತ್ತಿದೆ. ಒಳಗಿನ ಅರ್ಥ ಬೇರೆ. ದೈತ್ಯವರ ಅಂತಕ, ದೈತ್ಯವರ ಅಂತಕ, ದೈತ್ಯವರ, ದೈತ್ಯ ಅಂದ್ರೆ ಪ್ರಹ್ಲಾದ ರಾಜ, ಅವರಿಗೆ ವರ ಕೊಟ್ಟಿದ್ರು ಪರಮಾತ್ಮ, ದೈರಿ ವರ ಕೊಟ್ಟಿದ್ರು. ಏನಂತ ನಾಯಾಂಚಯಾಂ ಪ್ರತಿಹನ್ಮಿ ತಂಬಲಿ ಮತ ವರ ಕೊಟ್ಟಿದ್ರು. ಅದಕ್ಕೆ ದೈತ್ಯರಿಗೆ ವರ ಕೊಟ್ಟಿದ್ರಲ್ಲ ಅದ್ರ ಅಂತಂ ಕರವತೀತಿ ದೈತ್ಯವರ ಅಂತ, ತಾನು ವರ ಕೊಟ್ಟವರು ಸತ್ಯ ಮಾಡಿದ್ದಾನೆ ವಾಮನ ರೂಪದಿಂದ, ಅದಕ್ಕೆ ದೈತ್ಯವರ ಅಂತ ಕಾರಣ ರೂಪ. ಈ ರೀತಿ ಹೇಳ್ತಾ ಹೋದ್ರೆ ಮತ್ತೆ ಹೇಳ್ತಾರೆ ಪರಮಾತ್ಮನ ಮಹಿಮೆಯನ್ನು ಹೇಳಬೇಕಾದ್ರೆ, ವರದ ಪರಮಾತ್ಮ ಎಲ್ಲರಿಗೂ ವಿಶೇಷ ವರವನ್ನು ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ ತಿಳಿಸ್ತಾ ಮೊದಲೇ ಹೇಳಿದಂತೆ ಇದು ಕೊನೆಯ ಮಗು ಇರೋದಿಲ್ಲ, ಅದರಿಂದ ನಾನು ಹೇಳೋದು ಸಾಕಿ ಬಿಟ್ಟುಬಿಡ್ತೇನೆ. ಆನಂದ ತೀರ್ಥ ಪರಾನಂದ ವರದ, ಆನಂದ ಮುಕುಂದ ಅರವಿಂದ ನಯನ, ಆನಂದ ತೀರ್ಥ ಪರಾನಂದ ವರದ. ಹರಿದಾಸ ಸಾಹಿತ್ಯಕ್ಕೆ ಪಲ್ಲವಿ ಬೇಕೋ, ಕ್ರೀಡಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ, ಅಂತರ್ಗತ ಪಲ್ಲವಿ ಬೇಕೋ ತೀರ್ಥಕಟಾಕ್ಷ ಪಲ್ಲವಿ ತೇಜಿತಮ್ಮನಮಾಯ, ಪೂರ್ತಿ ಪಾದ ಪಲ್ಲವಿ ಬೇಕೋ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರ ದಿವ್ಯ ಮಂದಿತ, ಅಂಕಿತ ಬೇಕೋ ಆನಂದ ತೀರ್ಥ ಪರಾನಂದ ವರದ, ಆನಂದ ಮುಕುಂದ ಅರವಿಂದ ನಯನ, ಆನಂದ ತೀರ್ಥ ಪರಾನಂದ ವರದ. ಅದಕ್ಕೆ ಎಷ್ಟು ಅರ್ಥ ಇದೆ, ಹೇ ಆನಂದ, ಹೇ ತೀರ್ಥ, ಹೇ ಪರ, ಹೇ ಆನಂದ ವರದ ಹೇಳ್ಬೋದು. ಹೇ ಆನಂದ ತೀರ್ಥ ಪರ ಆನಂದ ವರದ, ಆನಂದ ತೀರ್ಥ ಪರ ಆನಂದ ವರದ, ಆನಂದ ತೀರ್ಥ ಪರಾಣ ಆನಂದಂ ವರತ್ವೇರ ದದಾತೀತಿ ಆನಂದ ವರದ. ಆನಂದ ತೀರ್ಥ ಪರಾಣ, ಆನಂದ ತೀರ್ಥ ಬದ್ಧಶಾಸ್ತ್ರ, ಬದ್ಧಶಾಸ್ತ್ರವನ್ನೇ ಪರ ಅಂತ ಯಾರು ಓದ್ತಾರಲ್ಲ ಅವರಿಗೆ ಆನಂದವನ್ನು ಕೊಡ್ತಕ್ಕಂಥ ಒಂದು ಪರಮ. ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವ ಮನೋಭಗ್ಭಿರಾವರ್ತ ಎಂತೆ ಸಶಕ್ಯ ಸುರಾಧ್ಯಾನಂತ ಮುಕುಂದ ಪ್ರಸಾದ ಇವಂ ಮೋಕ್ಷಮೇತೆ ಭಜಂತೆ ಸತಿ. ಇನ್ನು ಸರಿಯಾಗಿ ಹೇಳಬೇಕು, ಗಾಲಸ್ತೋತ್ರ ಪೂರ್ತಿ ಅರ್ಥ ಆಗಬೇಕು ಅಂದ್ರೆ ಸ್ವರೂಪಗಳು ಪೂರ್ತಿ ಇಟ್ಕೊಂಡಿರ್ಬೇಕು. ಯಾತ್ರ ಗಾಲಸ್ತೋತ್ರ ಆಚಾರ್ಯ ಬರೆದಿರುತ್ತೆ, ಸ್ವರೂಪದಲ್ಲಿ ಓದ್ಬಿಟ್ಟಿದ್ದೇವೆ, ಅನುಸಂಧಾನಕ್ಕೆ ಸ್ತೋತ್ರ ಮಾಡ್ಬೇಕಾದ್ರೆ ಗಾಲಸ್ತೋತ್ರ ಇಟ್ಕೊಂಡಿ ಅಂತ. ಅದಿಷ್ಟು ಅನುಸಂಧಾನ ಬರಬೇಕು ಸ್ತೋತ್ರ ಮಾಡಬೇಕಾದ್ರೆ ಅದಿಷ್ಟು ಗ್ರಂಥ ಒಂದು ಕಡೆಗೆ ಗಾಲಸ್ತೋತ್ರ ಒಂದೇ ಒಂದು ಕಡೆ. ಇನ್ನು ಗ್ರಹಸ್ತುತಿ ರೇಣುಮಠದ ಆಚಾರ್ಯ ಬರೆದರು, ಆಚಾರ್ಯರಿಂದ ಒಪ್ಸಿದ್ರು, ತಕ್ಷಣ ಅವ್ರು ಏನ್ ಮಾಡಿದ್ರಂತೆ, ಉಳಿದವರಾಗಿದೆ ಅಲ್ಲಿ ಸ್ಟಾಪ್ ಮಾಡಬಹುದಾಗಿತ್ತು, ಇಲ್ಲ ಇಲ್ಲ ಪಾದ್ವಸ್ಪಾನ್ ಶುರು ಮಾಡ್ತಾರೆ ದೇವರ ಸ್ತೋತ್ರ. ಅಲ್ಲಿ ಹರಿವಾಯುಸ್ತುತಿ ಅಂದ್ರೆ ಬರೀ ವಾಯುಸ್ತುತಿ ಅಲ್ಲ, ಅವರೇ ಹೇಳಿದ್ರು ಹರೇ ವಾಯುದೇವಸ್ಯ ಚಾಸ್ಯ. ಆಚಾರ್ಯ ಸಮಾಧಾನ ಇಲ್ಲ, ಪ್ರತ್ಯೇಕವಾಗಿ ಬರಬೇಕು ಅಂತರ್ಗತ ಬರಬೇಕು, ಪ್ರತ್ಯೇಕವಾಗಿ ಬರಬೇಕು ಅಂತ ಹೇಳಿಬಿಟ್ಟು ಪಾಂತೋಸ್ವಾನ್ ಬರೀತಾ ಇತ್ತು. ಇದಕ್ಕೆ ಟೀಕಾರಾಯರು ಬರೀತಾರೆ, ಸುಧಾದಲ್ಲಿ ಬರೀತಾರೆ, ಒಂದು ಮಂಗಲಾಚರಣೆ ಆಚಾರ್ಯ ಮಾಡಿಬಿಡ್ತಾರೆ, ನಮ್ಮ ಸ್ವರೂಪ ಹೇಳ್ತಾರೆ, ಆಮೇಲೆ ಮತ್ತೊಂದು ಮಂಗಲಾಚರಣೆ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಟೀಕಾರಾಯರು ಬರೀತಾರೆ, ತಮ್ಮ ಪ್ರಶಂಸೆಯೊಂದಿಗೆ ಮುಗಿಸೋದು ಆಚಾರ್ಯಗೆ ಇಷ್ಟ ಇಲ್ಲ, ಮತ್ತೊಮ್ಮೆ ದೇವರ ಸ್ತೋತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಮೊದಲು ದೇವರ ಸ್ತೋತ್ರ, ತಮ್ಮ ಸ್ತೋತ್ರ, ಆಮೇಲೆ ದೇವರ ಸ್ತೋತ್ರ. ಯಾವ ಗ್ರಂಥ ಬೇಕಾದ್ರೂ ಎಷ್ಟೇ ತ್ರಿಗ್ರಂಥ ಎಲ್ಲೆಲ್ಲಿ ಬಂದಿರುತ್ತೋ ಎರಡು ಮಂಗಲ ಶ್ಲೋಕ ಇರುತ್ತೆ, ಮೊದಲೊಂದು ಆಮೇಲೆ ಒಂದು. ಅದಕ್ಕೆ ನಖಸ್ತೋತ್ರ ಪ್ರತ್ಯೇಕ ಮಾಡಿಬಿಟ್ಟು ಪಾಂಚಸ್ವಾನ್ ಹೂತ ವೈರಿ ಬಲ ಮಾತಂಗ ಮಧ್ಯಘಟ ಕುಂಭೋಚ್ಚಾತ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಅಂತ ವರ್ಣನೆ ಮಾಡಿ, ಶ್ರೀಮತ್ ಕಂಠೀರವಾಸ್ಯ ಪ್ರಸುನಕರ ದಾರಿ ತಾರಾತಿ ದೂರ ಪ್ರಧ್ವಸ್ತ ಭಾಂತ ಶಾಂತ ಪ್ರವಿತತ ಬರಸ ಭಾವಿತ ನಾಕಿ ಬೃಂದೈ. ಈ ಶ್ಲೋಕ ನೋಡಿ ಮತ್ತೆ, ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುರಖರಾಹ ಒಂದು ಅನ್ವಯ ಆಯಿತು. ಇನ್ನೂ ಬಿಡಿಸಿದರೆ ನಖಸ್ತುತಿ ಅಲ್ಲ ಇದೆ, ನೇರವಾಗಿ ಪರಮಾತ್ಮ ಶ್ರೀಮತ್ ಕಂಠೀರವಾಸ್ಯ ಅಲ್ಲಿಗೆ ಶೋಧನೆ ಮಾಡಿದ ಸಂಬೋಧನೆ ಮಾಡಿದರೆ, ಶ್ರೀಮತ್ ಕಂಠೀರವಾಸ್ಯ ಹೇ ಪ್ರತತ ತವ ಸುರಖರಾಹ ಪಾಂತು, ನಿನ್ನ ಗುರುಗಳು ನನ್ನನ್ನು ಪಾಲಿಸಲಿ. ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರ, ಹೇ ಶ್ರೀಮತ್ ಕಂಠೀರವ, ಹೇ ಶ್ರೀಮತ್ ಕಂಠೀರವಾಸ್ಯ, ಹೇ ಪ್ರ ಅವಿ ಕಾ ಪ್ರವಿ ಸಂಭೂಮ ಸಖಾ ವಿಷ್ಣುವಾಚಕ, ಹೇ ಪ್ರ, ಹೇ ವಿ, ಹೇ ವಿ ದೇವ್ರ ತೋಳು ಮತ್ತೆ ತತ ಪ್ರವಿತತ ಮನಸ ಭಾವಿತ ನಾಕಿ ಬೃಂದೈಹಿ. ಆಚಾರ್ಯ ಒಂದೊಂದು ಮಾತು ಕೊನೆ ಒಂದು ಮಾತು ಹೇಳಿಬಿಡ್ತಾರೆ. ಒಂದು ಕಡೆ ಹೇಳ್ತಾರೆ, ಗ್ರಂಥೋಯಮಿ ಭೂವರ್ಥ ಭಾಷ್ಯಂಚ ಅತ್ಯರ್ಥ ವಿಸ್ತಾರ ಬಹುಜ್ಞಾ ಏವ ಜಾನಂತಿ ವಿಶೇಷೇನ ಅರ್ಥಮೇಕ ಯೋಹೋ. ನಮ್ಮ ಗ್ರಂಥಕ್ಕೆ ಭಾರಿ ಅರ್ಥ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ಅನುವ್ಯಾಖ್ಯಾನಕ್ಕೆ ಭಾಷ್ಯಕ್ಕೆ ಅರ್ಥ ಅಲ್ಲ, ಬಟ್ ಮಾತು ಮಾತಿಗೂ ಬಹಳ ಅರ್ಥ ಇದೆ. ಟೀಕಾರಾಯರು ಒಂದೊಂದು ಮಾತಿಗೆ ರಾಯ ಹೇಳ್ತಾರೆ, ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೃತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ಮುಚ್ಚತೆ ಅಂತ ಹೇಳಿದ ಮೇಲೆ ಟೀಕಾರಾಯರು ಹೇಳ್ತಾರೆ, ಪರಂ ಶ್ರೀಮತ್ ಪೂರ್ಣ ಪ್ರವತಿ ಗುರು ಕಾರುಣ್ಯ ಸರಣಿ ಪ್ರಪನ್ನ. ಆಚಾರ್ಯ ಒಂದೊಂದು ಮಾತಿಗೆ ಎಷ್ಟು ಅರ್ಥ ಇರಬಹುದು ಅಂತ ಹೇಳೋದಕ್ಕೆ ರಾಯರು ಕೊಟ್ಟ ಸೂಚನೆ. ಟೀಕಾರಾಯರ ಮಾತಿನ ವರ್ಣನೆಯಿಂದ ಕೈಮುತ್ಯ ಮೋಹಯತ ಸತ್ಯವತಿ ಸುತೋಕ್ತ ಇದ್ದ ಹಾಗೆ ಆಚಾರ ಮಾತಿನ ಅರ್ಥ ಎಷ್ಟಿರಬಹುದು. ಇನ್ನು ವೇದವ್ಯಾಸರ ಮಾತಿಗೆ ಒಂದು ನಾಮಕ್ಕೆ ನೂರ ಅರ್ಥ ಅಂದ್ರೆ ಅರ್ಥ ಆಗುತ್ತೆ. ವಿಷ್ಣುಸಹಸ್ರ ನಾವು ಕೇಳಿದ್ರಲ್ಲ, ಹೊಸ ಕ್ರಾಂತಿ ಮಾಡಿದ್ರು ಆಚಾರ್ಯ ಮತ್ತೊಂದನ್ನು ಕಾಣ್ತೇವೆ. ಅರ್ಥ ದೃಷ್ಟಿಯಲ್ಲಿ ವಿಷ್ಣುಸಹಸ್ರವಾದಂಥ ನಾಮ ಇಲ್ಲ ಅಂತ ಹೇಳಿ ಆಯ್ತಲ್ಲ, ಇನ್ನೊಂದು ಕಾರಣ ಕೊಡ್ತೇವೆ ಅಂತ ಹೇಳ್ತಾರೆ ರೈತರೇ ಭಾಷೆಗಳು. ಇನ್ನೊಂದು ಕಾರಣ ಏನು ಅಂದ್ರೆ, ಪರಮಾತ್ಮನಿಗೆ ವಿಶ್ವಮಿಷ್ಣು ವೃಷತ್ಕಾರ ಬರೀ ನಾಮಗಳಲ್ಲ, ಇವೆಲ್ಲ ರೂಪಗಳು ಅಂತ ಹೇಳಿದ್ದಾರೆ. ಸಹಸ್ರ ರೂಪಾವಳಿ ಅಂತ ಬರೀ ನಾಮಾವಳಿ ಅಲ್ಲ, ಸಹಸ್ರ ರೂಪಾವಳಿ. ಬೇರೆ ಯಾವ ದೇವತೆಗಳಿಗೂ ಕೂಡ ಆ ನಾಮಕ ರೂಪಾವಳಿ ಅಂತ ಕರೆದಿಲ್ಲ. ಇನ್ಮೇಲೆ ಕಾಪಿ ಒಳಗೆ ಕರಿಬೇಕಷ್ಟೇ, ಇನ್ಮೇಲೆ ಹೇಳಿದ್ಮೇಲೆ ಕರಿಬೇಕು ಹೊರತು ಇವರು ಯಾರು ಕರೆದಿಲ್ಲ. ಅವಿಷ್ಟು ರೂಪಾವಳಿಗಳು ಪರಮಾತ್ಮರು, ವಿಶ್ವ ಅಂತ ಒಂದು ರೂಪ, ಬಷತ್ಕಾರ ಅಂತ ಒಂದು ರೂಪ, ವಸುಪ್ರದ ವಸುಪ್ರದ ಎರಡು ರೂಪಗಳು, ಮತ್ತೆ ಈ ರೀತಿ ಕೃಷ್ಣ ಕೃಷ್ಣ ಮೂರ್ನಾಲ್ಕು ಕೃಷ್ಣರಲ್ಲಿ ಆ ರೀತಿಯಲ್ಲಿ ಹೆಸರುಗಳಿವೆ. ಈ ರೀತಿ ಹೇಳಿದಾಗ ಹೊಸ ಹೊಸ ಆಯಾಮವನ್ನು ತೋರಿಸ್ತಾರೆ. ಮಧ್ವ ಸಿದ್ಧಾಂತ ಓದ್ಲಕ್ಕೆ ಹೋದರೆ ನಮ್ಗೆ 24 ತಾಸು ಏನೇನೂ ಆಗೋದಿಲ್ಲ. ಓದ್ತಾನೆ ಇರಬೇಕು, ಓದ್ತಾನೆ ಇರಬೇಕು ಅಂತ ಅಮೂಲ್ಯ ಅರ್ಥಗಳ ಸುರಿಮಳೆ ಮಾಡ್ತಕ್ಕಂಥ ನಿಧಿ. ಗೀತಾ ಭಾಷ್ಯ ಒಂದಕ್ಕೆ ಹೇಳ್ತಾರೆ, ಅವ್ಯಯಂ ಸತತಮ ಪ್ರಮುಖ್ಯ. ಗೀತಾ ಭಾಷ್ಯ ಒಂದೇ, ಎಷ್ಟು ಓದಿದ್ರು ಮುಗಿಯೋದಿಲ್ಲ ಅಂತ ಹೇಳಿದರೆ ಇಡೀ ಸರ್ವಗಳು ಓದಿದ್ರೆ ಮುಗಿಯುತ್ತಾ ಹಾಕಿದ್ರೆ ಎಂದೆಂದೂ ಮುಗಿಯೋದು. ಗೀತಾ ಭಾಷ್ಯ ಒಂದಕ್ಕೆ ಹೇಳಿದ ಮಾತು. ಒಬ್ಬ ತಂದೆ ಬೇರೆಯವ್ರಿಗೆ ಹೋಗಬೇಕಾದ್ರೆ ಬರೋರಿಗೆ ಇರಲಿ ದುಡ್ಡು ಖರ್ಚು ದುಡ್ಡು ಕೊಟ್ಟು ಹೋಗ್ತಾರೆ. ಎಷ್ಟು ಕೊಟ್ಟು ಹೋಗ್ತಾರೆ ಗೊತ್ತಾ? ಒಂದು ತಿಂಗಳು ಹೋಗ್ತೀವಿ ಅಂತ ಎರಡು ತಿಂಗಳು ಆಗಿಬಿಟ್ರೆ ಇವರೆಲ್ಲ ಸಾಲ ಮಾಡ್ಕೊಡ್ಬೇಕಾಗುತ್ತೆ ಅಷ್ಟೊತ್ತಿಗೆ. ಒಂದು ತಿಂಗಳು ಹೋಗಿ ಎರಡು ತಿಂಗಳು ಸ್ವಲ್ಪ ಏನಾದ್ರು ಲೇಟ್ ಆಗಿಬಿಟ್ರೆ ಫಜೀತ ಆಗಿಬಿಡ್ತಾರೆ, ಆಚಾರ್ಯ ಹಾಕೊಡ್ಲಿಲ್ಲ ಬದಲಿಗೆ ಹೋಗ್ಬಿಡ್ತೀವಿ ಅಂತ ಹೇಳಿದವ್ರು ಏನು ಮಾಡಿದ್ರು ಗೊತ್ತಾ? ಗೀತಾ ಭಾಷೆ ಬರ್ಕೊಟ್ಟು ಹೋದ್ರೆ ಅವ್ಯಯ, ಎಷ್ಟು ದಿವಸ ಅವ್ರು ಮುಗಿಯೋದಿಲ್ಲ ಅಂತ ಅಂತ ಕೊಟ್ಟು ಹೋದ್ರೆ ಒಂದು ಗೀತಾ ಭಾಷೆ ಅವ್ಯಯವಾದ್ರೆ ನಮಗೆ ಅಚ್ಯುತಪೇಷ್ಠರಿಗೆ ಒಂದು ಕೊಟ್ಟು ಹೋಗಿದ್ರೆ ನಾವು 37 ಕೊಟ್ಟು ಹೋಗಿದ್ದಾರೆ ಆಚಾರ್ಯ. ಅದೇ ಎಷ್ಟು ಭಾಗ್ಯವಂತರು ನಾವು, ಅಚ್ಯುತಪೇಷ್ಠರು ಗೊತ್ತಿಲ್ಲ ಅಂತ ತಿಳ್ಕೋಬಾರ್ದು. ಮತ್ತೆ ನಮಗೆ ಎಷ್ಟು ಅನುಗ್ರಹ ಮಾಡಿ ಊಹೆ ಮಾಡಬೇಕಷ್ಟೇ. 37 ಅಂತ ಇಟ್ಕೊಂಡ್ಬಿಟ್ಟು ನಾವು ಚೋಡಿಪತಿ ಸುತ ನೆನೆಸಿ ಕೈ ದುಗ್ಗಾಣಿ ಕೊಟ್ಟುವ ತೆರದಿ ರಾಜನ ಮಗ ಅಮ್ಮ ತಾಯಿಯ ಬಟ್ಟೆಗಳ ಭಿಕ್ಷೆ ಬೆಳೆ ಆಗಿರಬೇಕು. ಮಧ್ವಾಚಾರ್ಯ ಸ್ವರಮುರುಗಳು ಅಂತ ಇಟ್ಕೊಂಡವ್ರು ಏನಾದ್ರು ಇನ್ನೊಂದು ಕಡೆ ಹೋಗ್ಬಿಟ್ರೆ ಅದು ಭಿಕ್ಷಕರಿಂದ ಹೋಪ್ಲೆಸ್ ಆಗ್ತಾರೆ ಅಂತ ಕೆಲಸ ಮಾಡಬಾರದು ಅಂತ ತಾತ್ಪರ್ಯ. ಆಚಾರ್ಯ ಇಷ್ಟೆಲ್ಲ ಮಹಿಮೆಗಳನ್ನು ಹೇಳಿ ದ್ವಾದಸ್ತೋತ್ರ ನಖಸ್ತುತಿ ದಶೋಭೂಷಣ ಭಾಷ್ಯಗಳು ಗೀತಾ ಭಾಷ್ಯ ತಾತ್ಪರ್ಯ ತಂತ್ರಸಾರ ತಂತ್ರಸಾರದ ಬಗ್ಗೆ ತುಂಬಾ ಹೇಳ್ತಾ ಹೇಳ್ತಾರೆ. ನಾವು ಬಾಡಿ ಕಡಿಮೆ ಹೇಳಿದ್ದೇವೆ, ಆದ್ರೆ ಒಂದು ನೆನಪಿರಲಿ ನಿಮಗೆ, ಯಾವತ್ತೋ ಶರನುಷ್ಠಾನೆ ಕರ್ಮಪೂರ್ತಿರ್ನ ವಿದ್ಯತೆ ತಾವತ್ ಸಮಸ್ತಂ ಖಚಿತಂ ಅಸ್ಮಿನ್ ತಂತ್ರೇ ಯಥಾವಿಧಿ. ಎಷ್ಟು ಮಿನಿಮಮ್ ಕರ್ಮಾಚರಣೆ ಮಾಡದೆ ಹೋದ್ರೆ ನಮಗೆ ಕರ್ಮ ಬಿಟ್ಟ ಪಾಪ ಬರುತ್ತಲ್ಲ, ದೋಷ ಬರುತ್ತಲ್ಲ, ಕರ್ಮಪೂರ್ತಿ ಆಗೋದಿಲ್ಲ ಅನ್ಸುತ್ತಲ್ಲ, ಹಾಗಾಗದಂತೆ ಬರೆದಿದ್ದೇವೆ ಅಂತ ಹೇಳ್ತಾರೆ. ಅದನ್ನ ಓದಿದರೆ ಕರ್ಮಲೋಪ ಆಗಲೇಬಾರದು, ಆ ರೀತಿ ಆಚಾರ ಮಾಡಿಕೊಟ್ಟಿದ್ದೆ. ಜಪ ಧ್ಯಾನ ಹುತಾತ್ಯಾದಿ ಏವಮ್ಯ ಕುರುತೆ ಸದಾ. ಇಲ್ಲಿ ಹೇಳಿದಾಗ ಜಪ ತಪ ಹೋಮ ಹವನ ಮಾಡಿ ಬೇಕಾ ಸಿಗುತ್ತೆ ಧರ್ಮ, ಅವನು ನಾಶ್ಯ ದುರ್ಲಭ, ಸಿಗದೇ ಇರೋದಿಲ್ಲೇ ಇಲ್ಲ, ಸಿಗುತ್ತೆ ಅಂತ ಭರವಸೆ ಕೊಡ್ತಾರೆ. ಮಂತ್ರಗಳ ಫಲ ಹೇಳ್ತಾರೆ, ಮಂತ್ರ ಒಂದೊಂದು ಫಲಕ್ಕೆ ಏನೇನು ಸಿದ್ಧಿ ಬೇಕು ಹೇಳ್ತಾರೆ. ಆ ತಂತ್ರಸಾರ ಒಂದಿದ್ರೆ ಅದನ್ನು ಓದಿದ್ರೆ ಅಲ್ಲ, ಕೇಳಿದ್ರೆ ಸಾಕು, ಅರ್ಥ ಆಗಿದ್ರೆ ಬೇಡ, ಬರೀ ಪಾರಾಯಣ ಮಾಡಿದ್ರೆ ಸಾಕು. ಗ್ರಂಥೋ ಎಂ ಪಾಠ ಮಾತ್ರೇಣ ಸಕಲಾಭಿಷ್ಟ ಸಿದ್ಧಿದ. ಬರೀ ಪಾಠ ಮಾಡ್ತಿದ್ರೇನೆ ಕೇಳಿದ್ದೆಲ್ಲ ಕೊಡುತ್ತೆ. ಇಷ್ಟು ಪರಿಸ್ಥಿತಿ ಹೇಳಿ 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 ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ, ಇವತ್ತು ಇನ್ನೊಂದು ಕಡೆ ಎಲ್ಲೆಲ್ಲೂ ಹೋಗಬಾರದು, ಲೌಕಿಕದಲ್ಲಿ ಪರತೆ ಬರಬಾರದು, ಅಧ್ಯಾತ್ಮ ತುಂಬಿ ತುಳುಕಬೇಕು ಅಂತ ನಿಜವಾದ ಐಶ್ವರ್ಯ ಕೊಟ್ಟ ಗುರುಗಳು ಅಂದ್ರೆ ಶ್ರೀಮದ್ ಆಚಾರ್ಯರು. ಇನ್ನೇನೇ ಕ್ಯಾಶ್ ಕೊಟ್ಟರು ಕಳೆದೋಗ್ತಿತ್ತು, ಅದು ಕೊಟ್ಟಿದ್ದಕ್ಕೆ ಏನಾಯ್ತಾಗ ಯಾವ ಕಾಲಕ್ಕೆ ಸುಭದ್ರವಾದ ವ್ಯವಸ್ಥೆ. ಇವತ್ತು ಹಣಕಾಸು ಕೊಟ್ಟರು ಆಸ್ತಿ ಮಾಡಿ ಹೋಗ್ಬಿಟ್ರೆ ಹೇಗೆ ಉಳಿಯುತ್ತಲ್ಲ, ದೊಡ್ಡ ಸರ್ವಮೂಲಗಳು ಅಂತ ಆಸ್ತಿಯನ್ನು ಶ್ರೀಮದ್ ಆಚಾರ್ಯರು ಕೊಟ್ಟಿದ್ದಾರೆ. ಅಂತೇಕ ಜೈತಿ ದಡೆಯ ಬರೀತಾರೆ, ಸ್ವರ್ಮೂಲರು ಒಂದ್ ಕಡೆ ಒಂದ್ ಕಡೆ ಸೇರಿಸಬಾರ್ದು ಎಲ್ಲಾರು ಕೂಡ. ಕೃಷ್ಣಾವ್ರತ ಮಾಡಲು ಸೇರಿಸ್ಬಿಟ್ರೆ ಮುಗೋಗ್ತಿತ್ತು, ಸೇರಿಸೋದಿಲ್ಲ ಯಾತಕ್ಕೆ, ದೊಡ್ಡ ವ್ರತ ಬಿಟ್ಟು ಹೋಗ್ಬಾರ್ದು, ಸಪರೇಟ್ ಇಡ್ತಾರೆ. ಜಯಂತಿ ನಿರ್ಣಯ ದೇವಕಿ ಜಯಂತಿ ನಿರ್ಣಯ ಚಕ್ರೆ ದೇವಕಿ ಗರ್ಭ ಜನ್ಮನ, ಇದು ಮಾಡಲೇಬೇಕಾದ ವ್ರತ, ಇದು ಆಪ್ಷನಲ್ ಅಲ್ಲ, ಕಂಪಲ್ಸರಿ. ಯಾರು ವ್ರತವನ್ನು ಮಾಡೋದಿಲ್ಲಲ್ಲ, ಅವತ್ತು ಆಹಾರ ತಗೊಂಡ್ಬಿಟ್ರೆ ಯೋಧಿ ದುಂತೆ ತದ್ದಿನೆ ಮೋಹ ಕೂಯ ಶೋಣಿತ ಮತ್ತಿ ಸಹ ರಕ್ತ ಕೀವು ಮಾಂಸಗಳಿಂದ ಅವನು ಪಾಪವನ್ನು ಕಟ್ಟಿಕೊತಾನೆ ಅಂತ ಹೇಳ್ತಾ ಅನುಷ್ಠಾನವನ್ನೆಲ್ಲ ತಿಳಿಸ್ಕೊಡ್ತಾರೆ ಆಚಾರ್ಯ. ಅನಂತರ ಮುಖ್ಯವಾಗಿ ಇಂಥ ಗ್ರಂಥಗಳ ಸಾಲಿನೊಳಗೆ ಯತಿ ಪ್ರಣವ ಕಲ್ಪ, ಯತಿಗಳಿಗೆ ಹೇಗೆ ನಿತ್ಯದಲ್ಲೂ ಕೂಡ ಅನುಸಂಧಾನ ಕ್ರಮ ಪ್ರಣವೋಪದೇಶ ಕ್ರಮ ಎಲ್ಲ ಹೇಳಿಕೊಡ್ತಾರೆ. ಒಂದು ಮಾತು ಹೇಳ್ತಾರೆ, ಸರ್ವೇಶಾಮ ಅಭಯಂ ದತ್ವ ವಿರಕ್ತ ಪ್ರವೃದೇ ಧರಿಂ ಧ್ಯಾಯ. ಯತಿಗಳಾಗೋದು ಅಂತ ಕೇಳಿದರೆ ಎಷ್ಟೋ ಜನಗಳು ಒಬ್ಬರ ಮತಾಚಾರ ಯತಿಗಳು ಯಾಕಾದ್ರೂ ಗೊತ್ತೇನು ಕೇಳಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಹೆಂಡತಿ ಹೇಳಿದ ಅಡಿಗೆ ಮಾಡಲಿಲ್ಲ ಅಂತ ಯಾರು ಬರ್ತಾರೆ ಅಂತ ಚಿಟ್ಟು ಮಂದಿ ಸನ್ಯಾಸಿಗಳಾಗಿಬಿಟ್ಟು ಆಶ್ಚರ್ಯ ಎಷ್ಟಾದ್ರೂ ಆಶ್ಚರ್ಯನೇ ಆಶ್ಚರ್ಯ, ಡೆಸ್ಪರೇಟ್ ಸನ್ಯಾಸ. ಅದು ಇನ್ನು ಕೆಲವರು ಜನವನಭೆಯನ್ನ ಪರತೇತಿ ಮತ್ವ ಶತಶ್ಚತುರ್ಥಾಶ್ರಮ ವೇಷ ಭೇಟಿ. ಒಬ್ಬರು ನೋಡಿದ್ರೆ ನಮಸ್ಕಾರ ಬೇಕಾಗಿತ್ತು, ಇನ್ನೊಬ್ಬರು ನೋಡಿ ಹೆಂಡತಿ ಮಾತು ಕೇಳಲಿಲ್ಲ. ಆಚಾರ್ಯ ಹೇಳ್ತಾರೆ ಹಾಗಲ್ಲ ಸನ್ಯಾಸ ತಗೊಳ್ಳೋದು. ಕೆಲವರಂತೂ ನಾಪತ್ತೆ ಆಗಿರ್ತಾರೆ, ಹುಡುಕಿರೆ ಎಲ್ಲ ಸ್ವಾಮಿಗಳ ಕೂತಿದ್ರೆ ಸುದ್ದಿ ಬರುತ್ತಾರೆ. ಈಗ ಆಗಬಾರದು. ಸರ್ವೇಶಾವಹಯಂ ತತ್ವ ಸೌಂದೇ ಮಾತಲ್ಲಿ ಹೇಳಬೇಕಾದ್ರೆ, ಒಬ್ಬ ವ್ಯಕ್ತಿ ಆಫೀಸ್ ಬಿಟ್ಟು ಹೋಗ್ಬೇಕಾದ್ರೆ ರಿಲೀವ್ ಆಗಿ ಹೋಗ್ತಾರಲ್ಲ ಆ ರೀತಿ ಹೋಗ್ಬೇಕು ಹೊರತು ಅಬ್ಸ್ಕಾರ್ಡ್ ಆಗಿ ಹೋಗ್ಬಾರ್ದು ಅಂತ ಹೇಳ್ತಾರೆ. ರಿಲೀವ್ ಆಗಿ ಹೋಗ್ಬೇಕು, ಡೋಟ್ಯೂ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕು ಹೊರತು ಹಾಗೆ ಹೋಗ್ಬಾರ್ದು. ಅದಕ್ಕೆ ಹೆಂಡತಿ ಮಕ್ಕಳು ಎಲ್ಲರಿಗೂ ಒಪ್ಪಿಸಿ ಹೋಗಬೇಕು. ಈ ಮಾತು ಹೇಳಿದ್ದಕ್ಕೆ ರಾಯರು ಏನ್ ಮಾಡಿದ್ರು ಗೊತ್ತಾ? ಬಾಲ ಭಾರ್ಯ ಬಾಲಕೋ ನೋಪನೀತ ಬಾಲಶ್ಚಾಹಂ ನಾಶ್ರಮೇ ವೇಸ್ತಿ ವಾಂಚ. ಆ ರಾಯರಿ ವೆಂಕಟನಾಥರಿ ಮಾತು ಹೇಳಬೇಕಾದ್ರೆ ಸರ್ವೇಶಾ ಮಹಯಂ ತತ್ವ ಈ ಮಾತಿನ ಇಟ್ಕೊಂಡು ನಡೆದಿದ್ದಾರೆ. ಸನ್ಯಾಸಾಸ್ತ್ರ ವಿದ್ಯುತ್ವಾಗಿ ಆಸ್ತ್ರ ಕದ್ದು ಮುಚ್ಚಿ ಆದ್ರೆ ಸನ್ಯಾಸಾಸ್ತ್ರ ಅಲ್ಲ, ಓಪನ್ ಆಗಿ ಆಗಬೇಕು. ವಿಶೇಷವಾಗಿ ತಿಳಿಸಬೇಕು. ಅರ್ಹತೆ ಇರಬೇಕು ಅವರಿಗೆ, ಆ ಕೊಡಬೇಕು. ತಗೊಳ್ಳೋರಿಗೆ ಅರ್ಹತೆ, ಕೊಡೋರಿಗೆ ಅರ್ಹತೆ ಇದ್ದು ಬಿಟ್ರೆ ಆಗ ಸನ್ಯಾಸಿಗಳು ನೋಡಿ ಆ ಸನ್ಯಾಸಾಶ್ರಮದಲ್ಲಿ ವಿಭೂತ ರೂಪ ಪರಮಾತ್ಮ ಇಟ್ಟಿರ್ತಾನೆ. ಸನ್ಯಾಸಾಶ್ರಮ ವಿಭೂತ ರೂಪ ಪರಮಾತ್ಮ ಇಟ್ಟಿರ್ತಾನೆ. ಇಡದೆ ಹೋಗಿದ್ರೆ ವೇದಾಂಶಗಳು ಇವತ್ತು ಇಷ್ಟು ವಿಶ್ವವಿಖ್ಯಾತವಾಗಿ ಜಗತ್ತಿನೊಳಗೆ ಬಹುಶಃ ಒಂದೆರಡು ಯೂನಿವರ್ಸಿಟಿ ಕರಿಬಾರದು. ವಿಶ್ವದೇ ವಿದ್ಯಾ ನಿಲಯವಾದರೆ ಎಷ್ಟು ಜ್ಞಾನ ಇರಬೇಕೋ ಅಷ್ಟು ಜ್ಞಾನ ಭಂಡಾರದ ಮಧ್ವಶಾಸ್ತ್ರವನ್ನ ಜಗತ್ತಿಗೆ ಕೂಡಬಿಟ್ಟೆ ವಿದ್ಯಾಪೀಠದ ಮೂಲಕ ಏನು ಮಾಡಿಕೊಡ್ತಾ ಇದ್ದಾರೆ ಅದನ್ನು ಅವ್ರ ಕೆಲಸಗಳು ಸಾವಿರಾರು. ಒಂದೊಂದು ಸಾವಿರ ಹೇಳೋ ಮಾತುಗಳು, ವಿದ್ಯಾಪೀಠ ಸಾಕು, ಶಿಷ್ಯರು ಸಾಕು, ಅವರ ಪ್ರವಚನ ಕೌಶಲ ಸಾಕು, ಗ್ರಂಥ ರಚನೆ ವಿಷಯ ಸಾಕು, ಅವರ ಸೌಜನ್ಯ ಸಾಕು, ಕೊನೆಗೆ ಅವ್ರ ನಗು ಮುಖ ಸಾಕು. ದೇವರು ಸನ್ನಿಧಾನ ಇಡ್ತಾನೆ, ಅರ್ಥಕ್ಕೆ ಸರಿಯಾಗಿ ಸನ್ಯಾಸ ಆದ ಇಡ್ತಾನೆ ಅಂತ ಹೇಳ್ತಾರೆ. ಯಂತ್ರೋದ್ಧಾರಕ ಪ್ರಾಣದೇವರ ಹತ್ರ ಸನ್ಯಾಸ ಆಗಿದೆ. ನಮಗೆ ಮಾಧುರಿ ಭಾರಿ ಹೆಮ್ಮೆ, ಘಟ್ಟದ ಕೆಳಗಡೆ ಭಾರಿ ಹೆಮ್ಮೆ, ಪೇದಾಳ್ಕೊಂಡು ನಮ್ಮವರು ಅಂತ ಹೇಳಿ ಅಲ್ಲಿ ಹುಟ್ಟಿದ್ದಾರೆ. ಭಾರಿ ಹೆಮ್ಮೆ ನಮಗೆ, ಭಾರಿ ಹೆಮ್ಮೆ ಇಲ್ಲಿ ಸನ್ಯಾಸ ತಗೊಂಡು ನಮಗೆ ಭಾರಿ ಹೆಮ್ಮೆ. ಅದರಿಂದ ನಮಗೆ ಇಲ್ಲಿ ಸನ್ಯಾಸ ತಗೊಂಡು ಘಟ್ಟದ ಮೇಲೆ ಬಂದರು, ಹುಟ್ಟಿ ಅಲ್ಲಿದ್ದಾರೆ. ಅದರಿಂದ ಸನ್ಯಾಸ ವಿಶ್ವೇಶತೀರ್ಥರು ವಾದಿರಾಸವರು ಏನ್ ಮಾಡಿದ್ರು ಗೊತ್ತಾ, ಮನೆಯಿಂದ ಹೊರಗುಟ್ಟಿದ್ರು, ಮನೆಯಿಂದ ಹೊರಗುಟ್ಟಿದ್ರು, ಜಗತ್ತಿಗೆ ತಲುಪಿದ್ರು. ಇವರು ಘಟ್ಟದ ಇಲ್ಲಿ ಬಂದು ಹೊರಗೆ ಸನ್ಯಾಸ ತಗೊಂಡ್ರು, ಎಲ್ಲ ಕಡೆ ಬಿಟ್ಬಿಟ್ರು. ಮತ್ತೆ ಮನೆಯಿಂದ ಹೊರಗೆ ಘಟ್ಟದ ಮೇಲಿಂದ ಹೊರಗೆ ಸ್ವಾಮಿಗಳು ಬಂದಿದ್ದಾರಲ್ಲ, ಒಂದೊಂದು ಆದೃಷ್ಟಿ ಇದೆ. ವಾದಿರಾಜ ಸ್ವಾಮಿಗಳಂತೆ ಇವತ್ತು ವಾದಿರಾಜ ಸ್ವಾಮಿಗಳಂತೆ ಯಾಕೆ ಗೊತ್ತಾ, ಇವತ್ತು ನಾಲ್ಕು ಪರ್ಯಾಯ ಮುಗಿಸ್ಬಿಟ್ಟಿದ್ದಾರೆ ಆಗ್ಲೇನೆ. ಆ ರೀತಿ ಮುಗಿಸಿದ ವಾದಿರಾಜ ಸ್ವಾಮಿಗಳು ಐದನೇ ಪರ್ಯಾಯಕ್ಕೆ ಹೇಗೆ ವಾದಿರಾಜ ಸ್ವಾಮಿಗಳು ಐದನೇ ಪರ್ಯಾಯವನ್ನು ಕರುಣೆಯಿಂದ ಏನ್ ಮಾಡಿದ್ರಂತೆ, ಅವ್ರು ಶಿಷ್ಯರಿಗೆ ಬಿಟ್ಟುಕೊಂಡ್ರು ವೇದ ವೇದ್ಯರಿಗೆ, ಅವ್ರು ಇನ್ನೊಂದು ಪ್ರಯಾಯ ಮಾಡ್ತಾರೆ, ಒಟ್ಟು ಐದು ಮಾಡಿದ್ದು. ಮತ್ತೆ ಅದೇ ರೀತಿ ಸರ್ ಬಹುಶಃ ನನಗೆ ಅನಿಸ್ತಾ ಇದೆ, ವಾದಿರಾಜ ಸ್ವಾಮಿಗಳ ದಾಖಲೆ ಅಥವಾ ಹೊಸದಾದ ದಾಖಲೆ ಅಂತ ಕೇಳಿದರೆ, ಅವರು ಐದು ಪರ್ಯಾಯನೂ ಮಾಡಿದ್ರು, ಒಂದು ಪರ್ಯಾಯ ಪೂರ್ತಿ ಶಿಷ್ಯರಿಗಾಗಿ ಮಾಡಿಸಿದ್ರು. ಬಹುಶಃ ಈ ಸರ್ ಸ್ವಾಮಿಗಳು ಏನ್ ಮಾಡ್ತಾರೆ ಅಂದ್ರೆ, ನಾಲ್ಕು ಪರ್ಯಾಯ ಪೂರ್ತಿ ಮಾಡಿದ್ದಾರೆ, ಈ ಶಿಷ್ಯರ ಸಮೇತರೆ ಐದನೇ ಪರ್ಯಾಯ ಮಾಡ್ತಾರೆ. ಪೂರ್ಣಾನುಗ್ರಹದ ಸಂಕೇತ ಹೊರತು ಮತ್ತೊಂದಲ್ಲ. ಈ ರೀತಿ ಒಬ್ಬ ಸ್ವಾಮಿಗಳು ಎದುರಿಗಿದ್ದಾರೆ, ಇದ್ದವರು ಅನಂತರ ಯೋಚನೆ ಮಾಡಿದರೆ ನಾವು ಕೆಲವೊಮ್ಮೆ ಇದ್ರು ಇದ್ರು ಅಂತ ಹೇಳಬೇಕಾಗತ್ತೆ. ಆದ್ರೆ ಇದ್ದಾರೆ ಅಂತ ಹೇಳೋ ಭಾಗ್ಯ ಸಾಮಾನ್ಯವಾದ ಭಾಗ್ಯ ಅಲ್ಲ. ಸಮಾಜ ಕಲಿಬೇಕು ಇವತ್ತಿನ ದಿವಸ. ಪರೀಕ್ಷೆ ಏನನ್ನೋ ಮಾಡಿ ಹೆಸರು ಮಾಡೋದಲ್ಲ, ಧರ್ಮದಲ್ಲೇ ಇರೋದು. ಜನಗಳಿಗೆ ತಾನು ಮಾಡಿಕೊಂಡ್ರೆ ಆಸ್ತಿ ಆಗ್ತದೆ, ಇನ್ನೊಬ್ಬರಿಗೆ ಕೊಟ್ಟರೆ ಅದು ದಾನ ಆಗ್ತದೆ, ಗೊತ್ತಾಯ್ತಾ? ಇನ್ನೊಬ್ಬರಿಗೆ ಕೊಟ್ಟು ತಾನು ತಿಂದ್ರೆ ಊಟ, ಇನ್ನೊಬ್ಬರಿಗೆ ಕೊಟ್ಟರೆ ಅದು ಅದು ವಿಷಯ ಸಂತರ್ಪಣೆ ಅಂತ ಕರೀತಾರೆ. ಇವತ್ತು ಜೀವನದಲ್ಲಿ ಆ ರೀತಿ ಕೊಡೋದು ಇದೆ. ಶಾಶ್ವತವಾದ ಆಸ್ತಿ ಕೊಡತಕ್ಕಂಥ ಕೆಲಸವನ್ನ ಸ್ವಾಮಿಗಳು ಮಾಡಿದ್ದಾರೆ ಅಂದ್ರೆ ಇನ್ನೂ ಹೇಳಬೇಕು ನಾವು. ಬದ್ಧ ಸಿದ್ಧಾಂತ ಭಾರಿ ದೊಡ್ಡದು ಅಂತ ಹೇಳೋದಕ್ಕೆ ವೇದಾಂತ ಸ್ವಾಮಿಗಳು ಸಾಕ್ಷಿ ಎದುರು ಮೂಡಿ ಇಲ್ಲದೆ ಹೋಗಿದ್ರೆ ಎಲ್ಲರಿಗೂ ಪ್ರಿಯವಾಗಿ ಇಂತಹ ಕಾಲದೊಳಗಿನ ಸಾಧ್ಯತೆ ಇತ್ತ? ಸಾಧ್ಯ ಇಲ್ಲ. ಅವರ ನಿಂದಕರನ್ನು ಬಹುಶಃ ಪ್ರೀತಿಯಿಂದ ಕಾಣ ಉಭಯ ಸ್ವಾಮಿಗಳು ಅಂದ್ರೆ ಬೇದ ಸ್ವಾಮಿಗಳು. ಯಾರು ಬೈತಾರೆ ಅಂದ್ರೆ ಮುಖ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಹುಡ್ಕೊಂಡು ಹೋಗ್ತಾರೆ ಫಟ್ ಇರ್ ಬೈಯೋರು. ಯಾಕೆ ಬೈತೀರಿ ಫಟ್ ಕೇಳ್ತಾರೆ? ಇದು ಪದೀತ ಆಗುತ್ತೆ, ಅವ್ರಿಗೆ ಪದೀತ ಆಗ್ಬಿಟ್ಟು ಸ್ವಾಮಿಗಳು ಬೈದೇ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಯಾತಕ್ಕೆ ಗೊತ್ತಾ? ಯಾವಾಗ ಧೈರ್ಯ ಬರುತ್ತೆ ಅಂತ ಕೇಳಿದ್ರೆ, ಶುದ್ಧಿ ಇದ್ರೆ ಧೈರ್ಯ ಬರುತ್ತೆ. ಪ್ರಾಮಾಣಿಕತೆ ಮನುಷ್ಯನಿಗೆ ಯಾವಾಗ ಇರುತ್ತಲ್ಲ ಆ ಖಂಡಿತವಾಗಿ ಪ್ಲೇ ಅವರು ಓಪನ್ ಆಗ್ತಾರೆ. ಯಾವಾಗ ಅಪ್ರಾಮಾಣಿಕ ಹೈಡ್ ಮಾಡ್ಕೋತಾರೆ ಮನುಷ್ಯ. ಇವತ್ತು ನಾವು ಜೀವನ ಕಲಿಬೇಕು. ಇವತ್ತು ನಾವು ಓಪನ್ ಆಗ್ತಾ ಆಗ್ತಾ ಹೋದಂತ ಏನಾಗುತ್ತೆ ಗೊತ್ತಾ? ಮನೆ ಭಗವಂತ ಸಮಯಾತ ಸಮಯಾತ ಅಂತ ಕರೀತಾರೆ. ಇಲ್ಲೇ ಮುಚ್ಕೊಂಡ್ಬಿಟ್ರೆ ಅಲ್ಲೇ ಬಿದ್ದೀರಿ ಬಿದ್ದೀರಿ ಅಂತ ಹೇಳ್ತಾರೆ. ಅಲ್ಲೇ ಇವತ್ತು ಸ್ವಾಮಿಗಳು ನೋಡಿ ಕಲಿಬೇಕಾದ ಬಹಳ ಇದೆ. ಪರಮ ಪೂಜ್ಯರಾದ ಶ್ರೀಪಾದಂಗಳವರು ಇವತ್ತಿನ ದಿವಸ ಇಲ್ಲಿ ಉಪಸ್ಥಿತರಲ್ಲಿ ಮಾಡ್ತಕ್ಕಂಥ ಅನುಗ್ರಹ ಭಾರಿ ದೊಡ್ಡ ಅನುಗ್ರಹ ನಮಗೆ. ಅದು ಸದಾಕಾಲ ಇರಲಿ ಅಂತ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಆಚಾರ್ಯ ಸರೋಮೂಲ ಗ್ರಂಥಗಳ ಮಹಿಮೆ ಹೇಳೋದಕ್ಕೆ ಮತ್ತೊಂದು ಮುಖ. ಅವರ ಮೇಲೆ ಬಂದಂಥ ಟೀಕೆಗಳಂತೆ ಯಾವ ಟೀಕಾ ಗ್ರಂಥವೂ ಬರಲಿಲ್ಲ ವಿಶ್ವದ ಇತಿಹಾಸದೊಳಗೆ. ಸರೋಮೂಲದ ಮತ್ತೊಂದು ದಾಖಲೆ ಎಂದರೆ ಸಾಕ್ಷಾತ್ ಶಿಷ್ಯರು ಟೀಕಾ ಬರೆದು ಆಮೇಲೆ ಅವರು ಟೀಕಾ ಬರೆದು ಅಷ್ಟು ಜನ ಟೀಕಾ ಬರೆದರೂ ಕೂಡ ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಪ್ರತಿಯೊಬ್ಬರು ಕೂಡ ಇಡೀ ಪರಂಪರೆ ಆಚಾರ್ಯರಿಗೆ ಸಂಪೂರ್ಣವಾಗಿ ಶರಣಾಗಿರ್ತಕ್ಕಂಥ ಪರಂಪರೆ ಗುರುಗಳಿಗೆ ಅಂದ್ರೆ ಮಧ್ವ ಮತ ಮಾತ್ರ ನೆನಪಿರಬೇಕು. ಬೇರೆ ಯಾವ ಮತದಲ್ಲೂ ಕೂಡ ಮೂಲ ಕಾರ್ಯ ಇಷ್ಟೇ ಇಲ್ಲ. ಅದಕ್ಕೆ ದೊಡ್ಡ ದುಷ್ಟ ಅಂತ ಶಂಕರ ಭಾಷ್ಯದಲ್ಲಿ ಭಾವತಿ ವ್ಯಾಖ್ಯಾನಕಾರರು ಬರೀತಾ, ಇಲ್ಲಿ ಬರೆದು ಸರಿ ಇಲ್ಲ ಅಂತ ಬರೀತಾರೆ. ಗೊತ್ತಾಯ್ತು ಅವರು ಇಲ್ಲಿ ಸರಿ ಬರದೇ ಇಲ್ಲ ಮೂಲ ಕಾರಣ ಅಂತ ಬರೀತಾರೆ. ಕತೆ ಮುಗಿತಲ್ಲ, ಇದರಿಂದ ನಾವು ಒಪ್ಪೋದಿಲ್ಲ, ಅವರೇ ಒಪ್ಪೋದಿಲ್ಲ, ಶಿಷ್ಯರೇ ಒಪ್ಪೋದಿಲ್ಲ ಅಂದಮೇಲೆ ಶಿಷ್ಯರು ಒಪ್ಪೋದ ಸಿದ್ಧಾಂತ. ಇನ್ನು ಅದ್ವೈತ ಭಾಷ್ಯದ ಬಗ್ಗೆ ಅವರು ಸಾಹಿತ್ಯ ಮಲಗಿದ್ದಾಳೆ ತಾಯಿ ಅದು ಬೇರೆ. ಅವರ ಪದ್ಧತಿನೇ ಹೇಗೆ ಬಿಟ್ಟಿದೆ ಪದ್ಧತಿ ಹೇಗೆಂದ್ರೆ, ಇವರು ಬರಲು ಭಾಷೆಕಾರ ತಪ್ಪರಿತಾರೆ, ಅವರು ಸೂತ್ರಕಾರ ತಪ್ಪರಿತಾರೆ. ಅದಕ್ಕೆ ದೇವರು ತೋರಿಸ್ತೀಯ, ಸೂತ್ರಕಾರರು ಬೈದ್ರಲ್ಲ ನೀವು ಶಿಷ್ಯ ಭಯ ಮಾಡ್ತೀರಿ ಅಂತ ಬೋರ್ ದೊಡ್ಡವರಿಗೆ ಸೀರಿ ಹೊಡಿಬೇಕಲ್ಲ. ಇಲ್ಲಿ ಹೊಡೆದಿದೆ. ಆ ರೀತಿಯಾಗಿದೆ ಅಷ್ಟೇ. ಅವರಿವ್ರ ಸಿದ್ಧಾಂತ ಅದ್ವೈತವನ್ನು ಅವರಿವ್ರು ಒಪ್ಪಲಿಲ್ಲ ಅಲ್ಲ, ಅವ್ರ ತಾಯಿ ಒಪ್ಪಲಿಲ್ಲ. ಸಾಯ್ತಾ ಬಿದ್ದಿದ್ದಾರೆ ಪಾಪ, ಇವ್ರು ಬಂದ್ರು ಹೇಳ್ಕೊಂಡು ಹೋದ್ರು ಆ ಬ್ರಹ್ಮಾಸ್ಮಿ ಅಂದ್ರು. ನೀನೇ ಹೇಳ್ಕೊ ಸರಿಯಾಗಿ ಹೇಳುತ್ತೇವೆ, ಅವೆಲ್ಲ ಸಾಧ್ಯ ಇಲ್ಲ. ಸಾಯ್ತಾ ಬಿದ್ದ ಯಾವ ಬ್ರಹ್ಮಾಸ್ಮಿ ಏನ್ ಬಂತು ಅಂತ ಕೇಳಿದಾಗ ಲಕ್ಷ್ಮೀ ನೃಸಿಂಹ ದೇವ್ರ ಸ್ತೋತ್ರ ಮಾಡು ಅಂತ ಹೇಳಿದ್ರು ತಾನೆ. ಅದು ತಾಯಿನೂ ಒಪ್ಪದ ಸಿದ್ಧಾಂತ ನಮ್ಮನ್ನು ಒಪ್ಪಿಸ್ಲಕ್ ಹೋಗ್ತಾರಲ್ಲ, ಏನ್ ಮಾಡ್ಬೇಕು ಈ ಮತ್ತೆ ಮನೆ ಅವ್ರ ಓಟು ಮನೆಯವರೇ ಓಟ್ ಬಿಡದೆ ಹೋದ್ರೆ ಇನ್ನೂರು ಓಟ್ ಯಾರಾಗ್ತಾರೆ? ಮತ್ತೆ ತಂದೆ ಒಂದು ಓಟು ಬಿದ್ದಾಗ ಆಗುತ್ತಷ್ಟೇ. ಬಹುಶಃ ಒಂದೇ ಓಟು ಬಿದ್ದು ಏನಾದ್ರು ಗೆಲ್ಲದಾದ್ರೆ ಅದ್ವೈತ ಒಂದು ಬಿಡಬೇಕಷ್ಟೇ, ಇದೆ ಯಾರಿಗೂ ಬಿಡೋದು ಸಾಧ್ಯ ಇಲ್ಲ. ಅವರು ಹಾಕೊಳ್ಳೋದಿಲ್ಲ ಯಾಕೆ ಅದು ಮತ ಬಾಕ್ಸ್, ಒಂದು ಬಾಕ್ಸ್ ಒಂದು ಬೇಕಲ್ಲ ಹಾಕ್ಲಿಕ್ಕೆ ಅವ್ರಿಗೆ ಮತ ಬೇಕು ಬಾಕ್ಸ್ ಬೇಕು ತಾವು ಹಾಕಬೇಕು. ಮೂರು ಜನ ಇರಬೇಕು, ಕಡೆ ಪಕ್ಷ ಸೆಂಟಿಗೆ ಆಫೀಸರ್ ಬೇಕು, ಪೊಲೀಸ್ ಆಫೀಸರ್ ಬೇಕು. ಅಂದ್ರೆ ಅದ್ವೈತ ಮತ್ತು ಆಕ್ಸೆಂಟ್ ಮಾಡಿದ್ರೆ ಆಕ್ಸೆಂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ ಹೊರತು ಇರೋದು ಸಾಧ್ಯ ಇಲ್ಲ. ಇದೆಲ್ಲ ಯಾತಕ್ಕೆ ಪ್ರಾಕ್ಟಿಕಲಿ ಆಚಾರ ಹೇಳ್ತಾರೆ. ಅಲ್ಲ ಯಾ ಒಬ್ಬರೇ ಗುರು ಇದ್ದು ಅದ್ವೈತ ಹೇಳಿದ್ರೆ ಯಾರು ಶಿಷ್ಯ ಸಿಗ್ತಾರೆ ನಿಮಗೆ? ಮಾತಾಡೋದು ಏನು ಬಂತು ಈಗ? ಏನೋ ಯೋಚನೆ ಮಾಡ್ತೀನಿ ಅಂತ ಕೇಳಿ. ಹೈಲಿ ಇಂಪ್ರಾಕ್ಟಿಕಬಲ್ ಫಿಲಾಸಫಿ ಅದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಗುರುಗಳು ಮಧ್ವಾಚಾರ್ಯರು ಪರಂಪರೆ ಆಮೇಲೆ ಬಂತು. ಕೆಲಸ ತಿಂತಾರೆ ವ್ಯಕ್ತಿ ಭಾರಿ ಶೈನ್ ಆಗಿಬಿಡ್ತಾರೆ, ಮುಂದೆ ಯಾರು ಇರದೆ. ನಮ್ಮ ಮತ ಹಾಗಲ್ಲ, ಎಷ್ಟು ಜ್ಞಾನಿಗಳನ್ನು ಕೊಟ್ಟಿದೆ ಗೊತ್ತಾ? ತ್ರಿವಿಕ್ರಮ ಪಂಡಿತರಾದ ಗೃಹಸ್ಥರು ಅವರು ಬರೆದ ವಾಯುಸ್ತುತಿ ಹೇಳದೆ ಹೋದ್ರೆ ಅವ್ರ ಯತಿಗಳೇ ಅಲ್ಲ. ಅಂಥ ಒಂದು ವಾಯುಸ್ತುತಿಗಳು ಮಧ್ವ ವಿಜಯ ಅಂತ ಮಧ್ವ ವಿಜಯ ಮತ್ತೊಂದು ಬರಲೇ ಇಲ್ಲ. ಭದ್ರಾವತೀರ್ಥರಂತವ್ರು ಸಿಗಲೇ ಇಲ್ಲ. ನಾರಾಯಣ ತೀರ್ಥರ ಆರಾಧನೆ ಬಂದಿರುತ್ತೆ, ನಾರಾಯಣ ತೀರ್ಥರ ಆರಾಧನೆ ವಿಶ್ವದಾಖಲೆಯ ಗುರುಗಳು ನಾರಾಯಣ ತೀರ್ಥ ಯಾವ ದೃಷ್ಟಿಯಿಂದ ಗೊತ್ತಾ? ಯತಿಗಳಾಗಿದ್ದು 12 ವರ್ಷ ರಾಜ್ಯಪಾಲನೆ ಮಾಡಿದಂಥ ಕೀರ್ತಿ ಇರೋದು ನಾರಾಯಣ ತೀರ್ಥರಿಗೆ ಮಾತ್ರ ಅಂತ ಅರ್ಥ ಮಾಡಿಕೊಂಡ್ರೆ ಎಂಥ ಮಹಾನುಭಾವ. 12 ವರ್ಷಗಳ ಕಾಲ ಅವ್ರ ಶಾಸನ 30 ವರ್ಷ ಶಾಸನ ಸಿಗುತ್ತೆ. 1264 ಫಸ್ಟ್ ಶಾಸನ, 1294 ಕೊನೆಯ ಶಾಸನ. 30 ಶಾಸನ ಸಿಗುತ್ತೆ, 30 ವರ್ಷಗಳ ಶಾಸನ ಸಿಗುತ್ತೆ ಅಂದ್ರೆ ಶಾಸನಬದ್ಧವಾಗಿ ಅಧಿಕಾರ ನಡೆಸಿದ ಗುರುಗಳು ತರಲಿರ್ತಿತ್ತು. ತಮ್ಮ ಶಿಷ್ಯರುಗಳು ಎಂತ ಕೆಲಸ ಮಾಡ್ತಾರೆ ಆಚಾರ್ಯರು ಅಂತ ಕೇಳಿದ್ರೆ, ಆಪತ್ಕಾಲ ಬಂದಾಗ ವಿಪ್ರೋಪ ಯುದ್ಧೇದ ಮಹಾಪ್ರಭಾವ ಅಂತ ಮಹಾಭಾರತದ ವಾಕ್ಯ. ನರೇಂದ್ರ ಯುದ್ಧ ಬೇರೆ ಮಾಡಿದ್ರಂತ ರಾಜ್ಯ ಆಡಿದ್ದಲ್ಲ, ಯುದ್ಧನ ಗೆದ್ದುಬಿಟ್ರು ಅಂತ ಹೇಳ್ತಾರೆ. ಅದು ನರೇಂದ್ರ ತೀರ್ಥರ ಆರಾಧನೆ ಇವತ್ತಿನ ದಿವಸ ನಡೀತಾ ಇದೆ, ದೊಡ್ಡ ಭಾಗ್ಯ. ಅವ್ರ ಶಿಷ್ಯರ ಆರಾಧನೆ ಕಾಲಕ್ಕೆ ಅವ್ರ ಗುರುಗಳ ಸ್ವರೂಪದಂತ ಪ್ರಕಟವಾಗುತ್ತೆ ಅಂತ ಕೇಳಿದರೆ ಆಚಾರ್ಯರಿಗೆ ಬಹಳಷ್ಟು ಗಮ್ಮತವಾಗಿದೆ ಅಂತ. ಮುಂದೆ ಜಯತೀರ್ಥರು ಬರ್ತಾರೆ, ವಿಶ್ವ ದಾಖಲೆಯ ಟೀಕಾಕಾರರಾಗಿ ಬರ್ತಾರೆ. ಅವ್ರು ಎಷ್ಟು ದೊಡ್ಡ ವಿದ್ವಾಂಸರು, ಬಹುಶಃ ಅವ್ರ ವಿನಯದ ಪರಾಕಾಷ್ಠೆ, ವಿದ್ವತ್ತಿನ ಪರಾಕಾಷ್ಠೆ ಇರೋದು ಅವರಲ್ಲಿ, ವಿನಯದ ಪರಾಕಾಷ್ಠೆ ಅವರಲ್ಲಿ. ನನಗೇನು ಗೊತ್ತಿಲ್ಲ ಅಂತ ಗೊತ್ತಿಲ್ಲದವ್ರು ಹೇಳೋದಿಲ್ಲ, ಗೊತ್ತಿದ್ದು ಹೇಳ್ತಾರೆ ಅಂದ್ರೆ ಎಂತ ವಿನಯ ಇರಬೇಕು. ಅನಂತರ ಮತ್ತೆ ಹೇಳ್ತಾರೆ, ಇಂಥ ವಿನಯ ತೋರಿಸೋಕ್ಕೂ ಹನುಮಂತೇವರೇ ಕಾರಣ. ಮಧ್ವಾಚಾರ್ಯಂತೆ ಟೀಕಾರ ವಿನಯ ಯಾತಕ್ಕೆ ತೋರಿಸೋದು ಗೊತ್ತೇನು? ಏನು ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಹನುಮಂತೇವರು ಹಾಗೆ ಹೇಳ್ತಾರೆ. ರಾವಣ ಕೇಳ್ತಾನೆ ಹನುಮಂತ, ಇಷ್ಟೆಲ್ಲ ಮಾಡಿದ್ದೀಯಲ್ಲ, ಲಕ್ಕಪಟ್ಟ ಸುಟ್ಟಿದ್ದೀ, ಏನೇನೋ ಮಾಡಿ ಹಾಕ್ಬಿಟ್ಟಿದ್ದೀಯಲ್ಲ, ನಿನ್ನಂಥವ್ರು ಎಷ್ಟನೇ ಇದ್ದ ರಾಮನ ಸೈನ್ಯದಲ್ಲಿ ಅಂತ ಕೇಳ್ತಾರೆ. ಎಷ್ಟನೇ ಇದ್ದ ರಾಮನ ಸೈನ್ಯದಲ್ಲಿ? ಬಹುಶಃ ಮೃದವರಾಗಿದ್ರೆ ನಾನು ಒಬ್ಬರೇ ಅಂತ ಹೇಳ್ಕೊಂಡ್ಬಿಡೋದಾಗಿ. ಹನುಮಂತ ಹೇಳಿದ ಮಾತು ಮತ್ತೆ ಹನುಮಂತ ಹನುಮಂತನೇ ರಾವಣ, ನನ್ನದು ಎಷ್ಟನೇ ಇದ್ದ ಮತ್ತ ರಾಮದೇವರ ಸೈನ್ಯದಲ್ಲಿ, ಸುಗ್ರೀವರ ಸೈನ್ಯದಲ್ಲಿ ಅಂತ ಕೇಳಿದರೆ, ಮತ್ತಹ ಪ್ರತ್ಯವರ ಕಶ್ಚಿತ್ ನಾತ್ಯ ಸುಗ್ರೀವ ಸನ್ನಿಧಿ. ನಾನೇ ಅತಿ ಕಡಿಮೆ ಅಂದ್ರೆ ನಾನೇ ಅಂತ ಹೇಳಿದ್ರೆ ಸುಗ್ರೀವ ಸೈನ್ಯ ಕತೆ ಹೋಯಿತು. ರಾವಣ ಅತಿ ಕಡಿಮೆ ಹೇಗಿದ್ರು ಬುದ್ಧವ್ರ ಗತಿಯ ರಾವಣ ಗತಿ. ಈ ಮಾತನ್ನು ಏನು ಇಂಥ ವಿನಯವನ್ನ ರಾಮದೇವರ ಮುಂದೆ ಒಂದು ಹುಲ್ಲುಗಡ್ಡೆ ಸಿಕ್ಕರೂ ಸಾಕು ಅದು ಬೇರೆ ಯೋಚನೆ ಮಾಡಬೇಕಾಗಿಲ್ಲ ಅಂತ ಅದಕ್ಕೆ ಅರ್ಥ. ಮಾತನ್ನು ಟೀಕಾರ ತಿಳಿಸ್ತಾರೆ ಮುಂದೆ ಎಂದು ವ್ಯಾಸರಾಜರು ವಿದ್ವತ್ ಕ್ರಾಂತಿನೇ ಮಾಡಿ ಹಾಕಿಬಿಡ್ತಾರೆ. ವಾದಿರಾಜ ಸ್ವಾಮಿಗಳು ಅತ್ಯದ್ಭುತವಾದಂತಹ ಕಾರ್ಯಗಳನ್ನು ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಅವರ ಒಬ್ಬ ಹೆಸರಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ನಾವು ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥಾಸರ, ರಘುತ್ತಮ ಸ್ವಾಮಿಗಳು ಎಷ್ಟೆಷ್ಟು ಜನ ಮೇಲೆ ಸಾಲು ಸಾಲು ಜ್ಞಾನಿಗಳಿದ್ದಾರೆ. ಬೇರೆ ಕಡೆ ಅವ್ರು ಸಿಗೋದೇ ನಡೀಬೇಕು. ಎಷ್ಟೋ ಜನ ಹೇಳಿದ್ದೇನೆ, ಇವತ್ತು ಎಲ್ಲ ಮತದವರು ರಾಯರ ಹತ್ರ ಬಂದು ಸೇವೆ ಮಾಡ್ತಾರೆ. ಅದು ಗೊತ್ತಾ? ನಮ್ಮ ಮತ್ತಲ್ಲಿ ಇರುವಂಥವ್ರಿಲ್ಲ ಸ್ವಾಮಿ, ನಮ್ಮ ಮತ್ತಲ್ಲಿ ಇವರಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬರ್ತೀವಿ ಜಡ್ಕೊಂಡು ಬಂದಾಗಾಯ್ತಲ್ಲ. ಈಗ ನಮ್ಮ ಮತ್ತಲ್ಲಿ ಅಥವಾ ಹುಟ್ಟಿಲ್ಲ ಅಂತ ಆಯ್ತಲ್ಲ. ಕಲಿಯುಗದ ಮುಸ್ಲಿಮಾನರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ ರಾಯರ ಹತ್ರ, ಅದ್ವೈತಿಗಳಂತೂ ಸಾಕಷ್ಟು ಜನ ಹೋಗ್ತಾರೆ. ನಾನು ಜೆ ಟಿ ಕಾಲದ ಪ್ರೊಫೆಸರ್ ಆಗಿದ್ದ ಕಾಲಕ್ಕೆ ಒಬ್ಬ ಲಿಂಗಾಯತ ಪ್ರೊಫೆಸರ್ ಪ್ರತಿ ತಿಂಗಳು ಮಂತ್ರಾಲಯದ ಪ್ರಸಾದ ಬರ್ತೀವಿ, ಪ್ರತಿ ತಿಂಗಳು ಮಂತ್ರಾಲಯದ ಪ್ರಸಾದ ಬರ್ತೀವಿ. ಯಾಕೆ ಏನು ಅಂತ ಕೇಳಿದ್ದಾರೆ, ಲಿಂಗಾಯತರು ನೀವು ಯಾಕೆ ಪ್ರಸಾದ ತರಿಸ್ತೀರಿ ಅಂದ್ರೆ ಅಂತ ಹೇಳಿದ ಆಚಾರ್ಯ, ಒಂದು ದೊಡ್ಡ ಸಮಸ್ಯೆ ನನಗಿದೆ, ಪರಿಹಾರ ಆಗಬೇಕಾಗಿದೆ ಅಂತ ಹೇಳಿದ. ಏನು ಸಮಸ್ಯೆ ಅಂದ್ರೆ, ನಮ್ಮನ್ನೊಂದು ಲಿಂಗಾಯತರ ಪೀಠ ಒಂದಿಷ್ಟಲ್ಲೇ ಖಾಲಿ ಆಗುತ್ತದೆ, ಅದು ಉತ್ತರಾಧಿಕಾರಿ ಬಹಳ ಜನ ಟೆಸ್ಟ್ ಹಾಕಿದ್ದಾರೆ, ನಾನು ಒಬ್ಬ ಅಪ್ಲಿಕೇಟ್ ಅದರೊಳಗೆ. ಅದಕ್ಕೆ ರಾಯರ ನಾನು ಜೊತೆ ಸೇವೆ ಮಾಡಿಸ್ತಿದ್ದೇನೆ, ಆ ಪೀಠ ನನಗೆ ಸೇವೆ ಮಾಡಿ ಅಲ್ಲಿ ಅವರೇ ಕೇಳಬಾರದೇ, ಇವರೇ ಸಿಗಬೇಕಾ? ಅದು ಎಂಥ ಇದೆಲ್ಲ ಯಾತಕ್ಕೆ ಗೊತ್ತಾ? ರಾಯರ ವಿಜಯ ಅಲ್ಲ, ಬದ್ಧ ಸಿದ್ಧಾರ್ಥದ ವಿಜಯ ಅಲ್ಲ, ಆಚಾರ್ಯರ ವಿಜಯ. ಅಂದ್ರೆ ಯಾರು ಆಚಾರ ಸರಿಯಾಗಿ ಉಪಯೋಗಿಸ್ಕೊಂಡ್ರಲ್ಲ ಅವರೆಲ್ಲ ಅಷ್ಟು ಮಾನ್ಯರಾಗಿ. ಇವತ್ತು ಆಚಾರ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಸ್ವಾಮಿಗಳು ಅಂದ್ರೆ ಮತ್ತೆ ವಿಶ್ವೇಶತೆ ಸರಿಯೇ, ಎಲ್ಲ ರೀತಿಯಲ್ಲಿ ಅವರ ಕರುಣೆಯಿಂದ ಹಿಡಿದು. ಇವತ್ತು ಸಿದ್ಧಾರ್ಥ ಅಂದ್ರೆ ಜಡ ತಿಳ್ಕೊಂಡ್ಬಿಟ್ಟಿರ್ತೇವೆ, ಈ ಶಾಸ್ತ್ರ ಓದೋರು ಬೆಂಕಿ ತಿಳ್ಕೊಂಡ್ಬಿಟ್ಟಿರ್ತೇವೆ. ಶಾಸ್ತ್ರ ಓದೋರು ಅಂದ್ರೆ ಅವರು ಫ್ರಿಜ್ಗಿಂತ ಕೂಲ್ ಆಗಿರ್ತಾರೆ ಅಂದ್ರೆ ಶಾಸ್ತ್ರವದ್ದವ್ರು ಮಾತ್ರ. ಅದ ಅನುಭವ ತಂದುಕೊಡ್ತಾರೆ ವೇದಾಂತ ಶ್ರೀಪಾದರವರು ಅಂತ ಆಚಾರ್ಯ ಗ್ರಂಥಗಳ ಸರ್ವಗುಣ ಪ್ರವಚನ ಗ್ರಂಥಗಳ ಒಂದು ಪಾಠ ಮೊದಲು ನಡೆದಿತ್ತು ಉಡುಪಿಯಲ್ಲಿ. ನಾನು ನೆನೆಸ್ಕೋಬೇಕು ಇವತ್ತಿನ ದಿವಸ ಪರಮ ಪಾತಸ್ಮರಣೀಯರಾದ ವಿದ್ಯಾಮಾನ ಶ್ರೀಪಾದಗಳವರು ತಮ್ಮ ಪರ್ಯಾಯದ ಅವಧಿಯಲ್ಲಿ 2 ವರ್ಷಗಳ ಕಾಲ ಪ್ರತಿ ತಿಂಗಳು ಮಹಾಭಾರತ ಪ್ರವಚನಕ್ಕೆ 10 ದಿವಸ ಕರೀತಾ ಇತ್ತು. ಆಗ ಉಳಿದಂತೆ ಸರೋವರ ಪಾಠ ಶುರು ಮಾಡಿದಾಗ ಸ್ವಾಮಿಗಳು ಪ್ರತಿ ಮಂಗಳಕ್ಕೂ ಬಂದು ಕೊಡ್ತಾ ಇದ್ರು, ಪ್ರತಿ ಮಂಗಳಕ್ಕೂ ಉಪಸ್ಥಿತರಿರ್ತಾ ಇದ್ರು. ಅವರ ಹರಕೆಯ ಫಲ ಅಲ್ಲಿ ಸರೋವರ ಮಂಗಳ ಒಂದು ಸತ್ಯ ಆಯ್ತು. ಆಮೇಲೆ ಇವರಲ್ಲಿ 12 ವರ್ಷ ಪಾಠ ಹೇಳಿ ಮತ್ತೊಮ್ಮೆ ಮಂಗಳ ಆಯ್ತು ಉತ್ತರಾದಿ ಮಠದಲ್ಲಿ ಮಾತೃ ಸಂಘದಲ್ಲಿ ಹೇಳಿ. ಈಗ 3ನೇ ಬಾರಿ ಈಗ ಸರೋವರ ಮಂಗಳವಾಗ್ತಾ ಇದೆ. ಅದು ಸ್ವಾಮಿಗಳ ಅಮೃತ ಹಸ್ತ ಅಂತ ಹೇಳೋದಕ್ಕೆ ವಿದ್ಯಾಭಾರ ಅಷ್ಟು ಪಾಠಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ಹೋದವರಿಗೆಲ್ಲ ಮದುವೆಯ ಬೀಗರ ಬೀಗರು ಮಾಡ್ತಾರೆ ಅಂತ ಕಾಲ ಮುಗಿದೋಗಿದೆ. ಈಗ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗಿ ಅಂತ ಬೀಗರ ಅಷ್ಟೇ ಜಾಸ್ತಿ ಮಾಡೋದಿಲ್ಲ. 1 ತಿಂಗಳಗಟ್ಟಲೆ ಆತ ಅನುಕೂಲ ಮಾಡಿಕೊಟ್ಟು ಪರಮಪೂಜ್ಯ ಶ್ರೀಪಾದಗಳು ಸ್ವತಃ ಉಪಸ್ಥಿತರಿದ್ದು ಈ ಸರೋವರ ಪಾಠವನ್ನು ನಡೆಸಿದರು. ಆ ವಿದ್ಯಾಮಾನ ತೀರ್ಥರ ವಿಶೇಷವಾದ ಅನುಗ್ರಹದ ಫಲವನ್ನ ನಾನು ಬಹಳ ಭಕ್ತಿಯಿಂದ ನೆನೆದು 1000 ಪ್ರವಚನಗಳನ್ನು ಮಾಡಿಸಿದ್ದಾರೆ ಸ್ವಾಮಿಗಳು. ಅನಂತರ ಸರೋವರ ಇಲ್ಲಿ ಪ್ರಗ್ರಹಕ್ಕೆ ನನ್ನ ದೊಡ್ಡ ಭಾಗ್ಯ. ಆಸಕ್ತಿ ಮಗಳಾದ ಸ್ವಾಮಿ ಉಪಸ್ಥಿತರಿದ್ದರು, ವಿಶೇಷವಾಗಿ ಅನುಗ್ರಹ ಮಾಡಿದರು. ಈ ಬಾರಿ ನಮಗೆ ಆ ಸ್ವಾಮಿಗಳು ಇಲ್ಲ ಅಂತ ಹೇಳಕ್ಕಿಲ್ಲ, ವೇದಾಂತ ಸ್ವಾಮಿಗಳು ಕುತ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದಾಗಿ ವಿದ್ಯಾಮಾನ ಕೇಂದ್ರ ಕುತ್ಕೊಂಡು ಅದು ಮತ್ತೊಮ್ಮೆ 3ನೇ ಮಗಳು ಕೂಡ ಮಾಡಿಸ್ತಾಗ ಮತ್ತೊಂದು ಮುಖ ಇಲ್ಲಿ 1995 ರಾಮಧಾಮದಲ್ಲಿ ಸ್ವಾಮಿ ಚಾತುರ್ಮಾಸ್ಯ ಇಲ್ಲಿ ಮಹಾಭಾರತ ಪ್ರವಚನ 63 ದಿವಸಗಳ ಕಾಲ ವಿದ್ಯಾಮಾನ ತೀರ್ಥ ಶ್ರೀಪಾದಗಳವರು ಮಹಾಭಾರತ ಪ್ರವಚನ ಮಾಡಿಸಿದರು. ಈಗ 41 ದಿವಸಗಳ ಪ್ರವಚನ ನಡೀತಾ ಇದೆ. 63, 41 ಮೊದಲೇ ಹೇಳಿ ಸೆಂಚುರಿ ದಾಟಿಸ್ಬಿಟ್ಟಿದ್ದಾರೆ ಸ್ವಾಮಿಗಳು. ಮಹಾಭಾರತ ಪ್ರವಚನವನ್ನ 100ರ ಮೇಲೆ ಒಂದು ಮಾಡತಕ್ಕಂಥ ಅವಕಾಶ ಬಂದಿದ್ದು ದೊಡ್ಡ ಭಾಗ್ಯ. ಮತ್ತೊಂದು ಭಾಗ್ಯ, ಅವತ್ತಿನ ಮಗಳಿಗೆ ವೇದಾಂತ ಶ್ರೀಪಾದರು ಬಾಂಬೆಯಿಂದ ಫ್ಲೈಟಲ್ಲಿ ಬಂದಿದ್ರು. ಬಾಂಬೆಯಿಂದ ಫ್ಲೈಟಲ್ಲಿ ಬಂದು ಮಗಳಿಗೆ ಭಾಗವಹಿಸಿ ಮತ್ತೆ ಬಾಂಬೆ ಹೊರಟಿದ್ರು. ಚಾತುರ್ಮಾಸ ಮುಗಿದಿತ್ತು ಮತ್ತೆ ಹೊರಟಿದ್ರು. ನಮ್ಮ ಭಾಗ್ಯ ಮತ್ತೆ ಶ್ರೀಪಾದಗಳವರು ಬಂದು ಇವತ್ತು ಅದೇ ಹರಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ನಾಳೆ ಸಾಯಂಕಾಲಕ್ಕೆ ನಾವು 2ಕ್ಕೂ ಉಪಸ್ಥಿತರಿಂದ ಹರಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗಲೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ಮತ್ತೆ ಮತ್ತೆ ಸ್ಮರಣೆ ಮಾಡಬೇಕಾಗಿದೆ. ಇವತ್ತು ವಿದ್ಯಾಪೀಠದೊಳಗೆ ಬೆಂಗಳೂರಿಗೆ ಇವತ್ತು ನಾ ಹೇಳ್ತೇನೆ ಆಗಲಿಲ್ಲ, ಇಡೀ ನಮ್ಮ ಭಾರತಕ್ಕೆ ಆಧ್ಯಾತ್ಮಿಕ ರಾಜಧಾನಿ ಅಂತ ಹೇಳಿದರೆ ಸ್ವಾಮಿಗಳು ಹೇಳ್ತಾರೆ ಬೆಂಗಳೂರು ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಪೊಲಿಟಿಕಲ್ ಕ್ಯಾಪಿಟಲ್ ಡೆಲ್ಲಿ, ಪಾಲಿಟಿಕ್ಸ್ ಕ್ಯಾಪಿಟಲ್ ಅಂತ ತಿಳ್ಕೊಂಡು ಪರವಾಗಿಲ್ಲ, ಇದು ಸ್ಪಿರಿಚುಯಲ್ ಕ್ಯಾಪಿಟಲ್ ಅಂದ್ರೆ ಬೆಂಗಳೂರು. ಬೆಂಗಳೂರು ಸ್ಪಿರಿಚುಯಲ್ ಕ್ಯಾಪಿಟಲ್ ಆದ ಕಾರಣ ಅಂದ್ರೆ ವೇದಾಂತ ಶ್ರೀಪಾದಗಳವರೇ. ಅವ್ರು ಕೂಡ ಪ್ರತಿ ವಿದ್ಯಾಪೀಠ ಬಂದ ಮೇಲೆ ಮಠಗಳಿಗೆ ಒಂದು ಹೊಸ ವರ್ಚಸ್ಸು ಬಂತು. ಬೆಂಗಳೂರು ಕಲ್ಯಾಣ ನಗರವಾಗಿದ್ದ ಹೆಸರು ಮತ್ತು ಶತಶೃಂಗ ಪರ್ವ ಅಂತ ಹೆಸರಿತ್ತು. ಶತಶೃಂಗ ಪರ್ವ ಅಂತ ಹೆಸರಿತ್ತು. ಭೀಮಸೇನ ದೇವರು ಪುಡಿ ಪುಡಿ ಮಾಡಿದಾಗ ಹೆಸರು ಸಾರ್ಥಕವಾಯಿತು ಅಂತ ಹೇಳ್ತಾರೆ. ಇವತ್ತು ಕಲ್ಯಾಣ ನಗರ ಅಂತ ಹೆಸರಿತ್ತು, ವಿದ್ಯಾ ಸಾಗುಳು ಬಂದ ಮೇಲೆ ಕಲ್ಯಾಣ ನಗರ ಅಂತ ಹೆಸರು ಸಾರ್ಥಕವಾಯಿತು. ಅದಕ್ಕೆ ಕಲ್ಯಾಣ ಮಠದಲ್ಲಿ ಶುರುವಾಯಿತು. ಕಲ್ಯಾಣ ಮಠ, ಕಲ್ಯಾಣ ನಗರ, ಕಲ್ಯಾಣ ಕಾರ್ಯಗಳ ಕಲ್ಯಾಣದ ಭಯ ಆಗೋಗ್ಬಿಟ್ಟಿದೆ ಅಂತ ಒಂದು ವಿಶೇಷವಾಗಿ ಭಾವಿಗಳಿಂದ ಬೆಂಗಳೂರು ಹೊಸ ಕ್ರಾಂತಿ ಬಂತು. ಆ ಮೂಲಕ ಅದರ ಪ್ರಭಾವ ಗೊತ್ತಾಗೋದು ಮುಂದೆ ಎಳ್ನೀರು ಬೆಳೀತೆ ತೆಂಗಿನ ಹಾಕ್ತೇವೆ ಗೊತ್ತಾಗೋದಿಲ್ಲ, ಫಲ ಕೊಡೋಕೆ ಗೊತ್ತಾಗುತ್ತೆ. ವಿದ್ಯಾಪೀಠದ ಫಲಶ್ರುತಿಯಾಗಿ ಎಷ್ಟು ಕಡೆ ಪಾಠ ಪ್ರವಚನ ಎಷ್ಟು ಜನ ವಿದ್ವಾಂಸರಾಗುತ್ತೆ, ಎಷ್ಟು ಜನಕ್ಕೆ ವಿದ್ವಾಂಸ ನೋಡೋ ಯೋಗ ಬಂತು. ಇವತ್ತು ವಿದ್ವಾಂಸ ನೋಡೋ ಸಾಲು ಸಾಲು ವಿದ್ವಾಂಸ ನೋಡಬೇಕು ಅಂತ ಹೇಳಿದರೆ ಒಂದು ವಾತಾವರಣ ಸೃಷ್ಟಿಯಾಯಿತು. ಗ್ರಂಥ ನೋಡೋ ಸೃಷ್ಟಿ ಅವಕಾಶ ಸೃಷ್ಟಿಯಾಯಿತು. ಕೃಷ್ಣ ಬಂದ, ಆಚಾರ್ಯರು ಉಡುಪಿಗೆ ಬಂದರು, ದ್ವಾರಕೆಯಿಂದ ಕೃಷ್ಣ ಉಡುಪಿಗೆ ಬಂದ, ವೇದಾಂತ ಸ್ವಾಮಿ ಇಲ್ಲಿ ಬಂದರು, ಉಡುಪಿಯಿಂದ ಕೃಷ್ಣ ಬೆಂಗಳೂರಿಗೆ ಬಂದರು, ಬೆಂಗಳೂರಿಗೆ ಕೃಷ್ಣ ತರಿಸಿದ ಶ್ರೇಯಸ್ಸು ಕೂಡ ವೇದಾಂತ ಸ್ವಾಮಿ. ಎಷ್ಟು ಕಡೆ ಕೃಷ್ಣ ಕೊಟ್ಟುಬಿಡ್ತಾರೆ, ಅವ್ರ ಹಿಂದಿಂದ ಕೃಷ್ಣ ಹೋಗ್ತಾ ಇದೆ, ಭಕ್ತ ಜನ ಮುಂದೆ ನೀನವರ ಹಿಂದೆಯಿಂದ ಕೃಷ್ಣ ಅನೇಕ ಕಡೆ ಸಂಚಾರ ಮಾಡುತ್ತಿದ್ದಾನೆ. ಅದೆಲ್ಲ ಕಾರ್ಯಗಳು ಶ್ರೀಪಾದಗಳು ಬಂದಿದ್ದಾನೆ. ನಮ್ಮ ಪರಮ ಭಾಗ್ಯ ಸರ್ವಮೂಲ ಗ್ರಂಥಗಳಲ್ಲಿ ಒಟ್ಟು ಅಂದರೆ ಸರ್ವಃ ಮೂಲಂ, ಸರ್ವಃ ಸರ್ವಃ ಶಿವಸ್ಥಾಣೋ, ಪರಮಾತ್ಮನೇ ಮೂಲ ಎಲ್ಲದಕ್ಕೂ ತಿಳಿಸೋದೇ ಸರ್ವಮೂಲದ ಮುಖ್ಯವಾದ ತಾತ್ಪರ್ಯ. ಹರಿರೇವ ಪರಃ, ಹರಿರೇವ ಗುರುಹು, ಹರಿರೇವ ಜಗತ್ತು, ಪಿತೃ ಮಾತೃಗತಿ. ಊರ್ಧ್ವ ಮೂಲ ಮತಃಶ್ಚಾಖಂ ಸರ್ವಮೂಲ, ಊರ್ಧ್ವೋ ವಿಷ್ಣು ಸರ್ವಃ ವಿಷ್ಣು. ಅಥವಾ ಊರ್ಧ್ವ ಮೂಲ ಅಂದ್ರೆ ಒಂದೇ, ಸರ್ವಮೂಲನೇ ಜ್ಞಾನ ಪರಂಪರೆಗೆ ಮೂಲವಾಗಿ ನಮಗೆ ಟೀಕಾರಾಯರು ಬದಲಾದರೂ ಬಂದಿದ್ದು, ಆಚಾರ್ಯರು ಬಂದರು ಅಂತ ಹೊರತು ಬೇರೆ ಕಾಲದಿಂದ ಬರಲಿಲ್ಲ. ಎಲ್ಲ ನಮ್ಮ ಗ್ರಂಥಗಳಿಗೆ ಮೂಲವನ್ವಯ ಅಂದ್ರೆ ಸರ್ವಮೂಲನೇ. ಮೂಲ ಗ್ರಂಥ ಸರಿಯಾಗಿ ಸಿಗೋದಿಲ್ಲ ನಮಗೆ, ಉತ್ಸನ್ನ ಪ್ರಾಯಶ ಸರ್ವೇ. ಅದೆಲ್ಲ ನಾವು ಮತ್ತೆ ಕಾಣಬೇಕು ಅಂತಿದ್ರೆ ಸ್ವರ್ಗುಣದಲ್ಲೇ ಕಾಣಬೇಕು, ಬೇರೆ ದಾರಿ ಇಲ್ಲ ಅಂತ ಸರ್ವ ಪ್ರಭತಿಗಳು ಗೂಢ ಪ್ರಭತಿಗಳು ಮಧ್ವಾಚಾರ್ಯರು ತಮ್ಮ ಜೀವನದಿಂದ ತಮ್ಮ ಕೃತಿಗಳಿಂದ ಅದ್ಭುತವಾದಂತಹ ಕೂಡೋದು ನಿಲ್ಲೋದು ಓಡಾಡೋದು ಒಂದೊಂದು ಮಹಿಮೇನೆ ಮಹಿಮೇನೆ ಅವರು ಮಾಡಿದ್ದು ಅಂತ ಮಹಾನುಭಾವರು ಸಾರ ದೊಡ್ಡ ತತ್ವನೇ. ಹರಿರೇವ ಪರಃ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ತತ್ವವನ್ನ ನಾವು ತಿಳಿಯೋದು, ಅನುಷ್ಠಾನ ಮಾಡೋದು, ಇನ್ನೊಬ್ಬರಿಗೆ ಹೇಳೋದು, ಆ ಮೂಲಕವಾಗಿ ಜಗತ್ತು ಮಂಗಳಮಯವಾಗುತ್ತೆ. ಯಾವ ಆಪತ್ತೂ ಇಲ್ಲದೆ, ಮನಸ್ಸಿನಲ್ಲಿ ಕೊರಗಿಲ್ಲದೆ, ದುರಾಸೆಗಳಿಗೆ ಒಳಗಾಗದೇನೆ ಸಾತ್ವಿಕ ಮನೋಭಾವದಿಂದ ನಿಶ್ಚಿಂತೆಯಾಗಿ ಬದುಕನ್ನು ಕಂಡು ವೈಕುಂಠಕ್ಕೆ ನಾವು ಹೋಗಬೇಕು ಅಂತಿದ್ರೆ ಇರತಕ್ಕಂಥ ಒಂದೇ ಒಂದು ದಾರಿ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳ ಶ್ರವಣ, ಅದರ ಒಂದು ಮನನ, ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಪಾಠ ಪ್ರವಚನ, ಅಂತಹ ಒಂದು ಅಪೂರ್ವವಾದ ಸುಯೋಗವನ್ನು ಶ್ರೀಗಳು ಖಂಡಿಸಿದ್ದಾರೆ. ಇವತ್ತು ಅದರ ಮಂಗಳ ಮಹೋತ್ಸವದ ಕಾಲಕ್ಕೆ ಸ್ವತಃ ಉಪಸ್ಥಿತರಿದ್ದಾರೆ, ಅನುಗ್ರಹ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ಕಾರ್ಯಕರ್ತರಾಗಿ ವಿಶ್ವ ಪ್ರಸನ್ನ ತೀರ್ಥರು, ವಿಶ್ವ ಪ್ರಸನ್ನ ತೀರ್ಥರು ಬಂದರು ಅಂದರೆ ಕೃಷ್ಣ ಪ್ರಸನ್ನನಾಗಿದ್ದಾನೆ ಅಂತಲೇ ಅರ್ಥ. ಯಾಕೆಂದರೆ ಗೋಗಳನ್ನು ಅವರು ಯಾವಾಗ ಸಾಕ್ತಿದ್ದಾರೆ, ಗೋಪಾಲಕೃಷ್ಣನ ಪ್ರಿಯವಾದ ಕಾರ್ಯ ಗೋ ಸಂರಕ್ಷಣೆ. ಅದನ್ನು ಮಾಡ್ತಾ ಮಾಡ್ತಾ ಇನ್ನೂ ಒಂದು ಮೊನ್ನೆ ಮಾತನ್ನು ಹೇಳಬೇಕಂದ್ರೆ ಮಾಧ್ವರಲ್ಲಿ ಗೋ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಹುಟ್ಟಿಸಿದವರೇ ವಿಶ್ವ ಪ್ರಸನ್ನ ತೀರ್ಥ. ತುಂಬಾ ಕಡೆ ಆಗ್ತಾ ಇದೆ, ತುಂಬ ಕಡೆ ಮಾಡ್ತಾ ಇದ್ದಾರೆ. ಬಟ್ ಅದು ನಾಂದಿ ಹಾಡಿದವರು ಅಂದ್ರೆ ವಿಶ್ವ ಪ್ರಸನ್ನ ತೀರ್ಥರೆ. ಅದು ಅತಿ ಹೆಚ್ಚು ಗೋಗಳನ್ನು ಇವತ್ತು ಹೊಂದಿರೋದು ಅವರಲ್ಲೇನೆ. ಅತಿ ಅಷ್ಟು ಗೋಗಳನ್ನು ಯಾರು ಸಾಕ್ತಾ ಇಲ್ಲ ಈಗ. ಆ ದೊಡ್ಡ ಕ್ರಾಂತಿ ಆಗ್ತಾ ಇದೆ. ಅದರಿಂದ ಗುರು ಪ್ರಾರಂಭ ಮಾಡಿದ್ದಾರೆ, ಸ್ವಾಮಿ ಹೇಳಿದ್ದಾರೆ ಅದು ಪ್ರಾರಂಭ ಮಾಡಿ ವಿಶ್ವ ತೀರ್ಥರ ಪ್ರಾರಂಭ ಮಾಡಿದ್ದು. ಅದನ್ನು ಬೆಳೆಸಿದ್ದಾರೆ, ಅದನ್ನು ಬೆಳೆಸಿದ್ದಾರೆ. ಅವರು ತಾವು ಪ್ರಾರಂಭ ಮಾಡಿ ತಮ್ಮೊಳಗಿದ್ದು ಬೆಳೆಸಿ ವಿಶೇಷವಾದ ರೀತಿಯಲ್ಲಿ ಅದನ್ನ ಬೆಳೆಸ್ತಾ ಇದ್ದಾರೆ. ನೀಲಾವರವನ್ನ ಸ್ವಾಮಿ ಗೊತ್ತಿದೆ, ನೀಲಾವರ ಅಂದ್ರೆ ಕೃಷ್ಣ ಪತ್ನಿ ಹೆಸರು ನೀಲಾದೇವಿ ಅಂತೇಳಿ. ನೀಲಾಯ ವರ ನೀಲಾವರ, ನೀಲಾವರ ಅಂದ್ರೆ ಕೃಷ್ಣನೇ. ಉಡುಪಿ ಕೃಷ್ಣ ನೀಲಾವರ ಕೃಷ್ಣ ಆದ್ರೂ ಒಂದೇ, ಗೋಪಾಲ ಕೃಷ್ಣ ಆದ್ರೂ ಒಂದೇ, ರುಕ್ಮಿಣಿಪತಿ ಕೃಷ್ಣ ಆದ್ರೂ ಒಂದೇನೆ. ಅಲ್ಲಿ ಗೋವುಗಳ ಜಾಗ, ಓಡಾಡಿದ ಜಾಗ, ಹೊಸ ಕ್ರಾಂತಿ ಇನ್ನೂ ಸ್ವಾಮಿ ಮಾಡಿ ಗೊತ್ತಿರಬೇಕು. ಆ ಗೋವುಗಳ ಉತ್ಪನ್ನವನ್ನ ಇವತ್ತು ಅಸಿಡಿಟಿಗಾಗಲಿ ಮತ್ತೆ ಗೋಮೂತ್ರವಾಗಲಿ ಮೊದಲಾದರೂ ಶುದ್ಧ ರೀತಿಯಲ್ಲಿ ಜನಕ್ಕೆ ಎಷ್ಟೋ ಅಂದೇ ವ್ಯಾಪಾರ ಇದೆ, ಆದ್ರೆ ಸ್ವಾಮಿಗಳು ಶುದ್ಧ ರೀತಿಯಲ್ಲಿ ತಲುಪಿಸ್ತಾ ಇದ್ದಾರೆ. ಜನ ಉಪಯೋಗ ಮಾಡ್ಕೋಬೇಕಷ್ಟೇನೆ. ದಂತ ಸಾವರ ಚೂರ್ಣನು ಅಸಿಡಿಟಿ ಕೊಟ್ಟಿದ್ದಾರೆ, ಕೊಟ್ಟು ನೋಡಿದ್ರೆ ಬಹಳ ಎಫೆಕ್ಟಿವ್ ಆಗಿರೋದು, ಬಹಳ ಎಫೆಕ್ಟಿವ್ ಆಗಿರ್ತಕ್ಕಂಥ. ಬೇರೆ ಕಡೆ ಯಾಕಾಗಲ್ಲ ಗೊತ್ತಾ, ಕಮರ್ಷಿಯಲ್ ಆದ ತಕ್ಷಣ ಮಿಕ್ಸ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಕಮರ್ಷಿಯಲ್ ಆದ ತಕ್ಷಣ ಇಲ್ಲ, ಭಾವನೆ ಇಲ್ಲ, ದೇಸಿ ಹಸುಗಳೇ ಆಗ್ಬೇಕು ಮತ್ತು ಅದನ್ನು ಸರಿಯಾದ ರೀತಿಯಲ್ಲೇ ಮಾಡಬೇಕು. ಮತ್ತೆ ಬೇರೆಯವರು ಏನೇ ಮಾಡಿರ್ಬೋದು, ಅವೈಷ್ಣವ ಕೈ ಏನು ಕೆಲಸ ಮಾಡಿದಾಗ ನಾವು ವೈಷ್ಣವ ಕೈ ಆದ್ರಿಂದ ಸಿದ್ಧಿ ಬಂದ್ಬಿಡುತ್ತೆ. ಭದ್ರೇಡನ ಪರಾಗತಿ ಇಲ್ಲಿ ಅವ್ರು ಬಿಟ್ಟಿದ್ರೆ ಸಾಕು, ಬೇರೆ ಬಂದ್ರೆ ಹೇಳಬೇಕಾಗಿಲ್ಲ. ಕೃಷ್ಣನ್ ಬಿಟ್ಟದವ್ರು ಬಿಟ್ಟುಬಿಟ್ರೆ ಸಿದ್ಧಿ ಬಂದಾಗ ಆಯ್ತಲ್ಲ. ಮಾಧುರ್ಯವ್ರು ಹೇಳ್ತಿರೋದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಪ್ರಯೋಜನ ಪಡಿಬೇಕಾದ್ರೆ. ಅಲ್ಲಿ ಗೋಮೂತ್ರ ಆದ ಉತ್ಪನ್ನಗಳನ್ನು ಶಿಕಾರ ಮಾಡಿದ್ರೆ ಮನೆಗೆ ಗೋಮೂತ್ರ ಬಂತು ಅಂತ ತಿಳ್ಕೋಬಾರದು, ಗಂಗಾದೇವಿ ಬಂದು ಅಂತ ಅರ್ಥ. ಗೋಮೂತ್ರದಲ್ಲಿ ಗಂಗಾ ಸನ್ನಿಧಾನ, ಗೋವೇದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ. ಮನೆ ಮನೆಗೆ ಗಂಗಾ ಲಕ್ಷ್ಮಿಯರನ್ನು ಕಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಅದು ತುಂಬಾ ವ್ಯಾಪಕವಾಗಿ ನಡೀಬೇಕಾಗಲ್ಲ. ಅದಕ್ಕೆಲ್ಲ ಜನಗಳ ಒಂದು ಆಸಕ್ತಿಯಿಂದ ತೊಡಗಿಸಿಕೊಳ್ಳುವಿಕೆ ಆಗಬೇಕಾಗಿದೆ, ಅದೊಂದು ಕಾರ್ಯ. ಇನ್ನು ಬಂದಂತೆ ರಾಘವೇಂದ್ರ ತೀರ್ಥರು ಬಂದಿದ್ದಾರೆ. ಅವರು ಮೊದಲು ಬಹಳ ವಿಶೇಷ ಬೆಂಗಳೂರಿನಲ್ಲಿ ಧಾರಾವಾಹಿನ ಮೂಲಕ ಬಹಳ ದೊಡ್ಡ ಕ್ರಾಂತಿ ಮಾಡಿದವರು. ಬನಂಜ ರಾಘವೇಂದ್ರ ಮನೆ ಮನೆಗೆ ಓಡಾಡಿಬಿಟ್ಟು ತತ್ವ ಪ್ರಸಾರ ತೊಡಿಸಿಕೊಂಡು ಈಗಲೂ ಕೂಡ ಸಣ್ಣ ಸಣ್ಣ ಪುಸ್ತಕ ಮಾಡಿಬಿಟ್ಟು ಮನೆ ಮನೆಗಳನ್ನ ಕೊಡಕ್ಕೆ ಹೊರಟಿದ್ದಾರೆ. ಸುಳಾದಿ ಬಹಳ ಚೆನ್ನಾಗಿ ಹಾಡ್ತಾರೆ, ಸುಳಾದಿಗಳನ್ನ ಬಹಳ ಚೆನ್ನಾಗಿ ಹಾಡ್ತಾರೆ. ದಾಸ ಸಾಹಿತ್ಯ ಅಂದ್ರೆ ಕೇಳಬೇಕು ಸುಳಾದಿ ಅವ್ರ ಬಾಯಿಲಿ. ರಾಗ ತಾಳಬದ್ಧವಾಗಿ ಸುಳಾದಿ ಹೇಳೋದು ಸುಲಭ ಅಲ್ಲ, ಸಾಮಾನ್ಯ ಜ್ಞಾನ ಬೇಕಾದ್ರೆ. ಅರ್ಥಜ್ಞಾನ ತಾಳಜ್ಞಾನ ಎರಡೂ ಅವರಿಗಿರೋದ್ರಿಂದ ಬಹಳ ಚೆನ್ನಾಗಿ ಅದನ್ನು ಹೇಳ್ತಾರೆ. ಒಂದು ಮಾತು ಅವ್ರ ಬಗ್ಗೆ ಸ್ವಾಮಿಗಳು ಹೇಳ್ತಾರೆ, ಎಲ್ಲರಿಗೂ ಶನಿ ಹಿಡಿತಾನೆ, ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಶನಿ ಹಿಡಿತಾರೆ. ಶನಿನೇ ಹಿಡಿದ ಸ್ವಾಮಿಗಳು ಅಂದ್ರೆ ಇವರು ಶನಿನೇ ಹಿಡಿದ್ಬಿಡ್ತಾರೆ. ಎಲ್ಲ ಊರಿಗೆ ಹೋಗಿ ಶನಿ ದೇವತೆ ಎರಡು ಮನೆ ಕೊಟ್ಟಿದ್ದಾರೆ. ಆದ್ರಿಂದ ಶನಿ ಬಿಡಿಸಲು ಇವ್ರದ್ದು ಸಾಧ್ಯ, ಇಬ್ಬರು ಬಿಡಿಸಕ್ಕಾಗಿಲ್ಲ. ಶನಿ ಕಾಟ ಬಿಡಿಸ್ಕೋಬಹುದು, ಸ್ವಾಮಿಗಳು ಹಿಡಿದ್ಬಿಡ್ಸಕ್ಕಾಗೋದಿಲ್ಲ. ಅಷ್ಟು ಮಡಿ ಹಿಡಿದಾಕ್ಬಿಟ್ಟಿದ್ದಾರೆ, ದೊಡ್ಡ ಕೆಲಸ. ಇನ್ನೊಬ್ಬ ಸ್ವಾಮಿ ಇಷ್ಟು ಕೃಪಾ ತೀರ್ಥರು ಅಂತ ಸ್ವಾಮಿ ವಿದ್ಯಾಸ್ತರು. ಸ್ವಾಮಿ ಏನಿಟ್ಟರು ಅಮೃತ ಆಗುತ್ತೆ, ಅವ್ರು ಹಾಗೆ ಇದ್ದಾರೆ. ಅವರು ಸ್ವಾಮಿ ಇಷ್ಟು ಕೃಪಾ ತೀರ್ಥರು ಅಂತ ಹೆಸರು ಅವರಿಗೆ ಬಿಡಿಸನ್ಯಾಸಿಗಳಾಗಿದ್ದಾರೆ. ಅವರ ಒಂದು ಗುಣ ಅಂದ್ರೆ ನೀವು ಕೇಳಿ, ಬಹುಶಃ ಇಷ್ಟರ ಪಾಠ ಪ್ರವಚನ ಕೇಳಿದ್ದೀರಲ್ಲ, ಅತಿ ಬದಲಿ ಒಂದು ಪರಿವರಿ ಕೂತು ದಾಖಲೆ ಅಂದ್ರೆ ಅವರೇನೆ ಪಾಠ ಶುರುವಾಗಿಲ್ಲ. ನಾನು ಬರೋ ತಡ ಅವ್ರು ಕೂತ್ಬಿಡ್ತಾ ಇದೆ. ಇಷ್ಟು ಲಾಲಸೆ ಇದ್ರೆ ಸ್ವಾಮಿಗಳಲ್ಲಿ ಕರಗತೆ ಇರುತ್ತೆ. ನೆನಪಿರುತ್ತೆ, ಬುಧೋ ವಿಧಾನಂ ಶ್ರವಣಂ ಬುಧೇ ತರಹ ಧ್ರುವಂ ವಿಧಧ್ಯಾ ವಿಮೋಕ್ಷರಾತ್ಮನಃ ಒಂದು ಇದ್ರೆ. ಎರಡನೇದಾಗಿ ಅವರಲ್ಲಿ ಕಾಣ್ತ ಮತ್ತೊಂದು ಗುಣ ಅಂದ್ರೆ, ನಿಮಗೆ ಕೇಳಿದ ಆಶ್ಚರ್ಯ ಆಗ್ಬೇಕು, 35 ವರ್ಷದಲ್ಲಿ ಉಷ್ಟು ಬೆಚ್ಚಗೆ ಮಾಡ್ತಾರೆ. 35 ವರ್ಷದಿಂದ ಪ್ರತಿ ವರ್ಷ ಆಗುತ್ತೆ ಮಾಡೋದು ಕಷ್ಟ. ನಾವು ವಿಷ್ಣು ಬಂಚಕ್ಕೆ ಬರ್ತಾರ, 35 ವರ್ಷದ ವಿಷ್ಣು ಭೀಷ್ಮ ಬಂಚಕ, ಭೀಷ್ಮ ಬಂಚಕ, ಭೀಷ್ಮ ಬಂಚಕ ಮಾಡಿ ಭಾಗವತ ಸಪ್ತಾಹ ಕಟ್ತಾರೆ ವಿಷ್ಣು ಬಂಚಕದ ಕಾಲ. ಇದು ನೋಡಿದ್ರೆ ಗೊತ್ತಾಗೋದಿಲ್ಲ ಅವ್ರ ಬಗ್ಗೆ. ಒಳ್ಳೆ ಸಾತ್ವಿಕರು, ಭಾರಿ ಸಾತ್ವಿಕರು. ಅವರಿಗೆ ದುಡ್ಡು ಕೊಡಿ ಮತ್ತೆ ಒಂದು ಪೈಸೆ ಮುಟ್ಟೋದಿಲ್ಲ, ನಿಮ್ಗೆ ನೀವೇ ತಗೊಂಡೋಗ್ಬೇಕು ಕಷ್ಟ ಮುಟ್ಟೋದಿಲ್ಲ. ಇದೆಲ್ಲ ಯಾತಕ್ಕೆ ಅಂದ್ರೆ ನಿಜವಾದ ಕಳಕಳಿ ಇದೆ ಅವರಿಗೆ, ಜ್ಞಾನ ಲಾಲಸೆ ಇದೆ, ಜಿಜ್ಞಾಸು ಆಗಬೇಕು ಅನ್ನೋ ಅಪೇಕ್ಷೆ ಇದೆ. ಅದನ್ನೆಲ್ಲ ಅವರಲ್ಲಿ ಕಂಡ್ರೆ ಶ್ರೀರಾಮ ಸ್ವಾಮಿಗಳಿಂದ ಪ್ರಭಾವಿತರಾದ ವ್ಯಕ್ತಿ ಆಗಿರ್ತಾರೆ ಎಂಬುದಕ್ಕೂ ಒಳ್ಳೆ ನಿದರ್ಶನವಾಗಿ ಅವರಿದ್ದಾರೆ. ಇಡೀ ನಮ್ಮ ಒಂದು ಪದ್ಧತಿ ಉಂಟು. ಮಹಾಭಾರತ ಪ್ರವಚನ ಆಗ್ತಾರೆ, ಅಶ್ವತ್ಥಾಮಾಚಾರ ಬಂದು ಕೂಡ್ತಾರೆ ಅಂತ ಹೇಳ್ತಾರೆ. ಅಶ್ವತ್ಥಾಮಾಚಾರ ಬಂದಿರೋ ಗೊತ್ತಿರ ವಿಶ್ವಕೃಪಾತೀರ್ಥರನ್ನು ಗೊತ್ತುಬಿಟ್ಟು ಅಶ್ವತ್ಥಾಮಾಚಾರ ಇದ್ದಾರೆ. ಬಹಳ ಸಾತ್ವಿಕರು, ಬಹಳ ಸಾತ್ವಿಕರು ಅವರು. ಅದನ್ನೇ ನೋಡಿದ್ದೀರಿ, ಇಷ್ಟು ಸರಿ ನೋಡ್ಬಿಟ್ಟಿದ್ದಾರೆ, ಒಂದು ಕೂತವ್ರು ನೋಡಿದ್ದೀರಿ, ಆದ್ರಿಂದ ಹೆಚ್ಚಾಗ ಕಾರಣ ಇಲ್ಲ. ಅಂತೂ ನಾಲ್ಕರ ಸ್ವಾಮಿ ಸೇರಿದ್ದಕ್ಕೆ ಏನಾಯ್ತು ಅಂದ್ರೆ, ಆಚಾರ್ಯ ಹೇಳ್ತಾರೆ ತಮ್ಮ ಗ್ರಂಥಗಳು ನಾಲ್ಕು ವಿಧ ಪುರುಷಾರ್ಥ ಕೊಡುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಧರ್ಮಾಧಿಮೋಕ್ಷ ಅಂತ ಕುಮಾರ್ಥ ಹೇತು, ಆದ್ರಿಂದ ನಾಲ್ಕರ ಸ್ವಾಮಿಗಳಿದ್ದಾರೆ ಅಂದ್ರೆ, ಮುಂದೆ ಸ್ವಾಮಿಗಳಂದ್ರೆ ಶುದ್ಧ ಪುರುಷಾರ್ಥ ಅಂತ, ಬರೀ ಪುರುಷಾರ್ಥ ಅಲ್ಲ, ಶುದ್ಧ ಪುರುಷಾರ್ಥ ಕೊಡ್ತಕ್ಕಂತ ಯೋಗ ಪರಮಾತ್ಮ ಮಾಡಿದ್ದಾನೆ. ಎಷ್ಟು ಅಭಿನಂದನೆ ಮಾಡಿದ್ರೆ ಸಾಲದು. ಈ ಜಾಗ ಎಂಥದ್ದು, ಕೃಷ್ಣ ಇದ್ದಾನೆ, ಮಧ್ವಾಚಾರ್ಯ ಇದ್ದಾರೆ, ಸ್ವರ್ಮೂಲಕಾರರು ಇಲ್ಲಿದ್ದಾರೆ, ಸ್ವರೂರು ಪ್ರತಿಪಾದ್ಯ ಇದ್ದಾರೆ, ಸ್ವರೂರು ಟಿಪ್ಪಣಿಕಾರರು ಭಾದ್ರಾಯ ಸ್ವಾಮಿಗಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಕಲ್ಪವೃಕ್ಷ ಕಾಮಧೇನು. ಇಂಥ ಒಂದು ಜಾಗ ಎಲ್ಲಿ ಸಿಗುತ್ತೆ ಬೆಂಗಳೂರಿನಲ್ಲಿ ಯೋಚನೆ ಮಾಡಿ. ವಿದ್ಯಾಪೀಠ ಅಂದ್ರೆ ನಿಜವಾಗ್ಲೂ ಕೂಡ ರಾಯನಿದ್ದಾರೆ ಮಂತ್ರಾಲಯ, ಕೃತ ಇದ್ದಾರೆ ಉಡುಪಿ, ಮಧ್ವಾಚಾರ್ಯ ಇದ್ದಾರೆ ಬದರಿ, ಭಾದ್ರಾಯನಿದ್ದಾರೆ ಹೂವಿನ ಕೆರೆ, ಎಲ್ಲ ಒಂದ್ಕಡೆ ಸೇರಿಸ ಮಾಡಿಬಿಟ್ಟಿದ್ದಾರೆ. ಅಂತ ಒಂದು ಸುಯೋಗ ನಮಗೆ ಬಂದು ಇಷ್ಟು ಜನ ಸೇರಿ ನಿಮ್ಮನ್ನು ಬಹಳ ಅಭಿನಂದನೆ ಮಾಡ್ಬೇಕು ನಾ. ಯಾಕಂದ್ರೆ ಬೆಳಿಗ್ಗೆ ಏಳುವರೆ ಉದ್ದೇಶ, ಏಳು ಕಾಲ ಏಳುವರೆ ಯಾವಾಗ ಹೇಳಿದ್ರು ಕೂಡ ನೀವು ಅಷ್ಟು ಸಂಖ್ಯೆಯಲ್ಲಿ ಬರ್ತಿದ್ರಲ್ಲ, ನನಗೆ ಸಂಕೋಚ ಆಗಿಬಿಡೋದು, ನಾನೇ ತಡವಾಗಿ ಬರ್ತಿದ್ದೇನೆ ಭಾವನೆ, ಒಂದು ನಿಮಿಷ ತಡಾದ್ರೂ ಮನಸ್ಸಿಗೆ ಬಹಳ ಆತಂಕ ಆಗೋದು. ಅಷ್ಟರ ಮಟ್ಟಿಗೆ ನೀವು ಆಸಕ್ತಿ ತೋರಿಸಿದ್ದೀರಿ ಅಂದ್ರೆ ಸ್ವರ್ಮೂಲ ಗ್ರಂಥಗಳ ಬಗ್ಗೆ ನಿಮ್ಗೆ ಇರತಕ್ಕಂಥ ಒಲವಿಗೆ ಎಷ್ಟು ಪ್ರಶಂಸೆ ಮಾಡಿದರೂ ಸಾಲದು. ಇದ್ರ ಯಶಸ್ಸಿನ ನಿಮ್ಮ ಪಾಲು ತುಂಬಾ ಜಾಸ್ತಿ ಇದೆ. ನಿಮಗೆಲ್ಲ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. 12 ವರ್ಷ ಪಾಠ ಕೇಳಿದವರು ದಿವಸ 8-9 ಸಾಮಾನ್ಯನ ಪಾಪ, ಕಟ್ಟುಪಟ್ಟು ವರ್ಷಗಟ್ಟಲೆ ಕೇಳಿದ್ದೀರಿ. ನಿಮಗೆಲ್ಲ ಹೃದಯ ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತೇನೆ. ಮತ್ತೊಮ್ಮೆ ಪರಮಪೂಜ್ಯ ಶ್ರೀಪಾದಗಳವರಿಗೆಲ್ಲ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಣೆ ಮಾಡ್ತಾ, ಈ ಮೂರನೇದು ಮುಗಿತು ಅಂತ ಆಗಬಾರದು, ನಾಲ್ಕನೇದು ಮತ್ತೆ ನಡೆದು ಶ್ರೀಗಳು ಮುಗಿ ಹಾಗೆ ಅನುಗ್ರಹ ಮಾಡಬೇಕು. ನಾಳೆ ಇದ್ದ ಮತ್ತೆ ಮನೆಯಲ್ಲಿ ಪಾಠ ಪ್ರಾರಂಭವಾಗ್ತಾ ಇದೆ, ಹೊಸಬರು ಮತ್ತೆ ಸೇರ್ಕೊಳ್ಬಹುದು. ಅದಕ್ಕೆ ನಾಳೆ ಹಾಗೆ ಭಾಗವತ ಸಾರ ಸರೋವರ ಮುಗಿಸಿ ಭಾಗವತ ಸಾರ ಶುರುವಾಗಿದೆ. ಅದ ಜೊತೆ ನಾಳೆ ತತ್ಸಂಖ್ಯಾನ ಟೀಕಾನು ಶುರು ಮಾಡಿಬಿಟ್ಟು ಇನ್ನೊಮ್ಮೆ ಸರೋವರ ಪ್ರವಚನ ಪ್ರಾರಂಭವಾಗ್ತಾ ಇದೆ. ಯಾರು ಹೊಸದಾಗಿ ಸೇರ್ಕೊಳ್ಳೋರಿದ್ದೀರಲ್ಲ ಅವರೆಲ್ಲರಿಗೂ ಆಹ್ವಾನ ಅಂತ ಹೇಳ್ತಾ, ಅದು ನಿರ್ವಿಘ್ನವಾಗಿ ನಡೆಯಲಿದ್ದ ಶ್ರೀಗಳವರಲ್ಲಿ ಮತ್ತೊಮ್ಮೆ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಇದು ನಡೆಸಬೇಕಾದ ಕೃಷ್ಣಾರ್ಪಣ ಅಂತ ಹೇಳಬೇಕು. ನರತೀರ್ಥರು ಪುಣ್ಯದಿನ ಒಂದು ಕಡೆಗೆ ಪರೋಕ್ಷವಾಗಿ ಸ್ವಾಮಿಗಳು ಕೂತಿದ್ದಾರೆ. ನಾವು ಜ್ಞಾನಿಗಳ ಮೂಲಕ ಅರ್ಪಣೆ ಮಾಡಿದರೆ ಅನಂತ, ಯತಿಗಳ ಮೂಲಕ ಮಾಡಿದರೆ ಅನಂತ ಅನಂತ, ಪೀಠಾಧೀಶರ ಮೂಲಕ ಮಾಡಿದರೆ ಅನಂತ ಅನಂತ ಅನಂತ, ವೇದಾಂತಗಳ ಮೂಲಕ ಮಾಡಿದ ಅನಂತ ಅನಂತ, ಎಷ್ಟೋ ಅನಂತ ಪುಣ್ಯಗಳ ಯೋಗ ಬಂದಿದೆ. ಅದನ್ನ ಇವತ್ತು ಮಾಡಿಸೋದಕ್ಕೆ ಇಬ್ಬರು ಶ್ರೀ ಶುಭ ರಂಗನಾಥ್ ದಂಪತಿಗಳು ಒಂದು ಕಡೆಗೆ, ಪ್ರೇಮಾ ಮುರಳಿಯ ದಂಪತಿಗಳು ಒಂದು ಕಡೆಗೆ, ರಂಗನಾಥ್ ಅವರ ಪೈಕಿ 8-7 ವರ್ಷದ ಕೇಳ್ತಾ ಇದ್ರು, ಆಗಬೇಕು ಆಗಬೇಕು ಅಂತ ಅಪೇಕ್ಷೆ ಇತ್ತು ಅವರಿಗೆ, ಕಾಲ ಕೂಲಿ ಬಂದಿರಲಿಲ್ಲ. ಅದೇ ಕಾಲಕ್ಕೆ 2 ಕಾರ್ಯಕ್ರಮ ಸೇರಿಬಿಟ್ಟು ನಡೆದಿದೆ. ಇಬ್ಬರಿಗೂ ದೇವರು ವಿಶೇಷ ಅನುಗ್ರಹ, ಅವ್ರು ಹೆಚ್ಚು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಆದ್ದರಿಂದ ಅವರಿಬ್ಬರಿಗೂ ದೇವರು ಅನುಗ್ರಹ ಮಾಡಲಿ. ವಿಶೇಷವಾಗಿ ಮೇರ ಅನುಗ್ರಹ ಜ್ಞಾನಭಕ್ತಿ ವೈರಾಗ್ಯ ಕೊಡೋದು ದೊಡ್ಡ ಅನುಗ್ರಹವಾದ್ರಿಂದ ಅದನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ಸಾಯಂಕಾಲ ಮಹಾಭಾರತದಲ್ಲಿ ಮುಂದುವರಿಯುತ್ತೆ ನಿರ್ಣಯ ಪ್ರವಚನ, ನಾಳೆ ಸಾಯಂಕಾಲ ಮಂಗಳ ಮಹೋತ್ಸವ, ಅದಕ್ಕೆ ಅದಕ್ಕೂ ಶ್ರೀಗಳು ಉಪಸ್ಥಿತರಿರ್ತಾರೆ, ಅನುಗ್ರಹ ಮಾಡಿದ್ದಾರೆ. ಅದಕ್ಕೆ ಇಲ್ಲೇ ಅವ್ರು ಬಂದೆ, ಅವ್ರು ಮತ್ತೊಮ್ಮೆ ಅವ್ರಿಗೆ ಆಹ್ವಾನ ತಿಳಿಸ್ತಾ, ಇದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ನಾ ಮಾತನಾಡಲು ಸಾಧ್ಯ ಇಲ್ಲ, ಭೂಯಿಷ್ಠಾಂತೆ ನಮ್ಮ ಉತ್ತಿಂ ವಿಧೇಮ ಅಂತ ಹೇಳಿ ಗ್ರಂಥಿತರ ಮಾಲೀಕರ ಕೃಷ್ಣಾರ್ಪಣೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಸಾಯಂಕಾಲ ಇವತ್ತು 5 ಪ್ರಾರಂಭ, ಮತ್ತೆ ಮೊದಲು ವೃತ್ತಸಹಸ್ರ ಬಗ್ಗೆ ಪರಸ್ಪರ ಪ್ರವಚನ ಇರುತ್ತೆ, ಆಮೇಲೆ ಮಹಾಭಾರತ ಪ್ರವಚನ. ಇವತ್ತು ನಾಳೆ 2 ಅಧ್ಯಾಯ ಇದೆ, ಇವತ್ತೊಂದು ಅಧ್ಯಾಯ, ನಾಳೊಂದು ಅಧ್ಯಾಯ ಆದರೆ ತಪ್ಪಿನಲ್ಲಿ ಮೂದೋಗುತ್ತೆ. ಆದ್ದರಿಂದ ಸರಿಯಾಗಿ ಇವತ್ತು ಶುರು ಮಾಡಿ 8 ಒಳಗೆ ಆದಷ್ಟು ದಿವಸ ಪ್ರಯತ್ನ ಪಡೋಣ. ಪರಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಗಳು ಉಪಸ್ಥಿತರಿರುತ್ತಾರೆ. ನಾಳೆ 2 ಉಪಸ್ಥಿತ, ನಾಳೆ ಅವರಿರಲ್ಲ, ಅವರಿರಲ್ಲ, ಅದು ಇಬ್ಬರು ರಚನೆ ಮಾಡ್ತಾರೆ. 4 ದಿವಸ ಉಪಸ್ವಾಮಿ ಮಾಡಿದ್ದಾರೆ, ಬಲಿವಾರ ಶ್ರೀಪಾದಗಳು ಮೊನ್ನೆ, ನಿನ್ನೆ ಬಂಡಾಗಿರ ಶ್ರೀಪಾದ, ಇವತ್ತು ಅವರು, ನಾಳೆ ಇವರು. ಆದ್ರಿಂದ 4 ಪುರುಷಾರ್ಥ ಮತ್ತೊಮ್ಮೆ ಗೊತ್ತಾಗೈತೆ ನಮಗೆ. ಶ್ರೀಗಳು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ಅನ್ನವ ಧನ್ಯವಾದ ಹೇಳ್ತಾ, ಈಗೆಲ್ಲರೂ ಸಹ ಬಂದವರಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹೇಳಿ ಸೇವಾಕರ್ತ ಹೇಳ್ತಾ ಇದ್ದಾರೆ. ಶ್ರೀಗಳವರು ಆದೇಶ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಇಲ್ಲೇ ತೀರ್ಥ ಪ್ರಸಾದ ವ್ಯವಸ್ಥೆ ಇದೆ ಅಂತ ತಿಳಿಸಿ ಈ 4 ಮಾತುಗಳನ್ನ ಶ್ರೀ ಕೃಷ್ಣಾರ್ಪಣ ವಸ್ತು ಹೇಳ್ತೇನೆ. ಮಹಾಂತೇನ ಪ್ರಿಯತಾ ಕಬಲಾಲಯ
ಪೂಜ್ಯರಾದ ಪ್ರವಚನಾಚಾರ್ಯರು ಸುಮಾರು 3 ಗಂಟೆಗಳ ಕಾಲ ಸರ್ವಮೂಲದ ಸಾರವನ್ನ ಎಲ್ಲವನ್ನು ಕೂಡ ತೆಗೆದು ತಾಯಿ ಮಗುವಿಗೆ ಸಿಪ್ಪೆಯನ್ನು ತುಳಿದು ಯಾವ ರೀತಿಯಾಗಿ ಮಾಡಿ